నవద్వారా అఖిలేనయా దురాధర్షా సర్వసస్యోదయార్థం వా కరీషిణి యా సుగంధస్య నాసాది నవద్వారాఖిలేనయా దురాధర్షా సర్వసస్యో దయార్థం వా కరీషిణి యా నిత్యపుష్టా సర్వాంగైః సౌందర్యాది గుణైరపి ఈశ్వరీం సర్వభూతానాం తామిహోపహ్వయే శ్రియం మాతర్లక్ష్మి నమస్తుభ్యం మాధవప్రియ మానిని యువాం విశ్వస్య పితరౌ ఇతరేతర యోగినౌ సమనాఖిల మాతస్త్వం అమునా తదయోగిని మమ నాథేన నైవ స్యా విమనశ్చ న సత్వయి త్వం వేదమానిని వేదవేద్యః కిల సతే ప్రియః త్వం మూల ప్రకృతిర్దేవి సదివ్య పురుషః కిల యస్త్వామురసి ధత్తేంబ కౌస్తుభద్యుతిభాసితే సత్వాం నైవాచ్యుతః సర్వస్యా అత్యయే సత్యపి త్యజేత్ దేవి త్వం లలనారత్నం దేవోసౌ పురుషోత్తమః పీతాంబరశ్రోణీం లంబాలక లసన్ముఖీం బింబాధరోష్ఠీం కస్తూరీ జంబాలతిలకాం భజే రత్నోద్దీప్త సుమాంగల్య సూత్రావృత శిరోధరాం కుండల ప్రభయోద్దండ గండమండలమండితాం కుచకంచుక సంచారి హారారీక మనోహరాం కాంచీకింకిణి మంజీర కంకణాద్యై రలంకృతాం సువర్ణమండపే రత్నచిత్ర సింహాసనోత్తమే నమామి హరిణా సాకం ఇందిరాం కృతమందిరాం బ్రహ్మాద్యా విభుసశ్రేష్ఠాః బ్రహ్మాణ్యాద్యాః సురాంగనాః యాం పూజయంతి సేవంతే సా మాం పాతు రమా సదా సర్వాలంకారభరితౌ సర్వసద్గుణమండితౌ శర్వాది సర్వభక్తౌః సర్వసంపత్ విధాయకౌ ಸುಮುಖೌ
ಸುಂದರತರೌ
ಸುನಾಸೌ
ಸುಖಚಿತ್ತನು
ಸುರಾರಾಧಿತ
ಪಾದಾಬ್ಜೌ
ರಮಾ
ನಾರಾಯಣೌಸ್ತು
ಮಹಾ
ಚತುಷ್ಕಪರ್ದಾ
ಯಾ ದೇವೀ
ಚತುರಾಶ್ಯಾದಿಭಿಃ
ಸ್ತುತಾ
ಚತುರ್ವೇದೋದಿತ
ಗುಣಾ
ಚತುರ್ಮೂರ್ತೇಃ
ಹರೇಃ
ಪ್ರಿಯಾ
ಘೃತಪ್ರತೀಕಾಂ
ತಾಂ ನಿತ್ಯಂ
ಘೃತಪೂರ್ಣಾನ್ನ
ದಾಯಿನೀಂ
ಯಥೇಷ್ಟ
ವಿತ್ತದಾತ್ರೀಂ
ಚ
ನತೋಸ್ಮ್ಯಭಯದಾಂ
ಶ್ರಿಯಂ.
ವಾದಿರಾಜೇನ
ರಚಿತಂ
ಶ್ರೀಶ್ರೀಶ
ಗುಣದರ್ಪಣಂ
ಇಮಂ
ಸ್ತವಂ
ಪಠನ್
ಮರ್ತ್ಯಃ
ಶ್ರೀಮಾನ್
ಸ್ಯಾತ್
ನಾತ್ರ
ಸಂಶಯಃ.
ಇತಿ ಶ್ರೀ ವಾದಿರಾಜತೀರ್ಥ
ಶ್ರೀಚರಣ
ವಿರಚಿತಂ
ಶ್ರೀ ಶ್ರೀಶ
ಗುಣದರ್ಪಣಂ.
ಒಟ್ಟು 19
ಶ್ಲೋಕದಲ್ಲಿ
ಲಕ್ಷ್ಮೀನಾರಾಯಣ
ಸ್ತೋತ್ರನ
ಒಟ್ಟಿಗೆ
ಮಾಡಿರ್ತಕ್ಕಂಥದ್ದು.
ಕೊನೆ
ಫಲಶ್ರುತಿ
ಹೇಳ್ತಾರೆ, ಯಾರಿದನ್ನು
ಪಠಣ ಮಾಡ್ತಾರೋ
ಶ್ರೀಮಾನ್
ಸ್ಯಾನ್ ನಾತ್ರ
ಸಂಶಯ,
ಶ್ರೀಮಂತನಾಗ್ತಾನೆ
ಅಂತ ಹೇಳಿದರೆ
ಒಳ್ಳೆ ಸಂಪತ್ತು,
ಬರೀ ಸಂಪತ್ತಲ್ಲ
ಒಳ್ಳೆ
ಸಂಪತ್ತನ್ನು ಪಡಿತಾನೆ
ಅಂತ ಅರ್ಥ.
ಏನಿಲ್ಲ,
ಯೋಂತಃ
ಪ್ರವಿಶ್ಯ
ಮಮ ವಾಚ
ಮಿಮಾಂ
ಪ್ರಸುಪ್ತಾಂ
ಸಂಜೀವಯತ್ಯಖಿಲ
ಶಕ್ತಿಧರಸ್ವಥಾಂನ
ಅನ್ಯಾಂಶ್ಚ
ಹಸ್ತಚರಣ
ಶ್ರವಣತ್ವಗಾದೀನ್
ಪ್ರಾಣಾನ್
ನಮೋ
ಭಗವತೇ
ಪುರುಷಾಯ
ತುಭ್ಯಂ.
ಜಯತಿ
ಹರಿರಚಿಂತ್ಯಃ
ಸರ್ವದೇವೈಕವಂದ್ಯಃ
ಪರಮಗುರುರಭೀಷ್ಟಾವಾಪ್ತಿತಃ
ಸಜ್ಜನಾನಾಂ
ನಿಖಿಲ
ಗುಣಗಣಾರ್ಣೋ
ನಿತ್ಯ ನಿರ್ಮುಕ್ತ
ದೋಷಃ
ಸರಸಿಜ
ನಯನೋಸೌ
ಶ್ರೀಪತಿರ್ಮಾನದೋನಃ.
ಯಸ್ಮಾತ್
ಬ್ರಹ್ಮೇಂದ್ರ
ರುದ್ರಾದಿದೇವತಾನಾಂ
ಶ್ರಿಯೋಪಿ
ಚ
ಜ್ಞಾನಸ್ಫೂರ್ತಿ
ಸದಾ
ತಸ್ಮೈ
ಹರಯೇ
ಗುರವೇ
ನಮಃ.
ವ್ಯಾಸಾಯ
ಭವನಾಶಾಯ
ಶ್ರೀಶಾಯ
ಗುಣರಾಶಯೇ
ಹೃದ್ಯಾಯ
ಶುದ್ಧವಿದ್ಯಾಯ
ಮಧ್ವಾಯ
ಚ ನಮೋ
ನಮಃ.
ದಸತು
ಶ್ರೀಮದಾನಂದತೀರ್ಥೇಂದುರ್ನೋ
ಹೃದಂಬರೇ
ಯದ್ವಚಶ್ಚಂದ್ರಿಕಾ
ಸ್ವಾಂತಸಂತಾಪಂ
ವಿನಿಕೃಂತತೆ.
ವಾಣಿತೇ
ಕರವಾಣ್ಯಂಬ
ಚರಣೋ
ಹೃದಿ ಸರ್ವದಾ
ಮದ್ವಾಕ್ಯ
ಸರಣಿರ್ಭೂಯಾತ್
ಶ್ರೀಮದಾಚಾರ್ಯ
ಭಾವಕ.
ಹರಾಯ
ಭಜಕಾನಿಷ್ಟ
ಹರಾಯ
ಪುರವೈರಿನೇ
ಭವಾಯ
ಭವತೇ
ಭೂಯಾತ್
ಶಿವಾಯ
ಶಿರಸಾ
ನಮಃ.
ಉಮೇಶಾದ್ಯಾ
ಸುರಾವೋಹಂ
ಈಡೇ
ಚೇತೋಭಿಮಾನಿನಃ
ಯೂಯಂ
ಸರ್ವೇ
ಪ್ರಕುರುತ
ಮನೋಮೇ
ಮಧ್ವಭಾವಕ.
ಶ್ರೀಮಧ್ವಃ
ಕಲ್ಪವೃಕ್ಷಸ್ತು
ಜಯಾರ್ಯಃ
ಕಾಮಸಂಸ್ಕೃತಃ
ಚಿಂತಾಮಣಿಸ್ತು
ವ್ಯಾಸಾರ್ಯಃ
ಮುನಿತ್ರಯ
ಮುದಾಹೃತಂ.
ವಾದಿರಾಜಗುರೂನ್
ವಂದೇ
ರಘೋತ್ತಮಗುರೂನ್
ತಥಾ
ರಾಘವೇಂದ್ರಾನ್
ತಥಾ
ಸರ್ವಾನ್
ಸದ್ಗುರೂನ್
ಪ್ರಣತೋಸ್ಮ್ಯಹಂ.
ಪೃಥ್ವೀಮಂಡಲಮಧ್ಯಸ್ಥಾಃ
ಪೂರ್ಣಬೋಧಮತಾನುಗಾಃ
ವೈಷ್ಣವಾ
ವಿಷ್ಣುಹೃದಯಾಃ
ತಾನ್ನಮಸ್ಯೇ
ಗುರೂನ್
ಮಮ.
ಇವತ್ತಿನ ದಿವಸ
ಸ್ತ್ರೀಧರ್ಮ
ಅನ್ನೋ ವಿಚಾರದ
ಬಗ್ಗೆ
ಕಾರ್ಯಾಗಾರ
ಇದೆ.
ಸ್ತ್ರೀಧರ್ಮ
ಮೊದಲು
ಧರ್ಮ
ಅಂತ ಅರ್ಥ ಆದರೆ
ಸ್ತ್ರೀಧರ್ಮ
ಅನ್ನೋದು ಅರ್ಥ
ಆಗುತ್ತೆ.
ಸಾಮಾನ್ಯವಾಗಿ
ಜನಗಳು ಧರ್ಮ
ಅಂತ ತಕ್ಷಣ
ಇವತ್ತು ಬಿಡೋದು
ಅಷ್ಟೇ
ತಿಳ್ಕೊಂಡರು,
ಧರ್ಮ ಅಂದರೆ
ಬಿಡಬೇಕು ಅಷ್ಟೇ
ಹೊರತು
ಅದು ಅರ್ಥ
ಆಗಿಲ್ಲ.
ಸರಿಯಾಗಿ
ಬಹಳ ಸರಳವಾಗಿ
ಧರ್ಮಶಾಸ್ತ್ರದ
ಅರ್ಥ ಹೇಳೋದಾದರೆ
ರೂಲ್ಸ್
ಅಂತ ಅರ್ಥ.
ಮತ್ತು ಟ್ರಾಫಿಕ್
ರೂಲ್ಸ್ ಇದೆ,
ಅದಕ್ಕೋಸ್ಕರ
ಮಾಡಿದ್ದಾರೆ,
ಸುಖಕರ
ಪ್ರಯಾಣಕ್ಕೋಸ್ಕರ.
ಎರಡು
ಟ್ರಾಫಿಕ್
ಎಲ್ಲರೂ
ಟ್ರಾಫಿಕ್
ರೂಲ್ಸನ್ನು ಫಾಲೋ
ಮಾಡಿದರೆ
ಸುಖವಾಗಿ
ಪ್ರಯಾಣ ಮಾಡಲಿಕ್ಕೆ
ಸಾಧ್ಯ.
ಅದಕ್ಕೆ
ರೂಲ್ಸ್ ಇರೋ
ಪರ್ಪಸ್ಸೇ ಅದು.
ಧರ್ಮ
ಅಂದರೆ ಹಾಗೆ
ಧರ್ಮ
ಧಾರಣಾತ್
ಧರ್ಮ
ಇತ್ಯಾಹುಹು
ಧರ್ಮೋ
ಧಾರಯತೆ
ಪ್ರಜಾ.
ನಮ್ಮ
ಸುಖಿ ಜೀವನಕ್ಕೆ
ಕಾರಣ ಆಗಬೇಕು.
ಜೀವನ
ಎರಡು ಮುಖ,
ರಕ್ಷಣೆ
ಮತ್ತು
ಅಭಿವೃದ್ಧಿ
ಎರಡಾಗಬೇಕು.
ರಕ್ಷಣೆ
ನಾವು ಇರಹಾಗಿ
ಇರಬೇಕು,
ಮುಂದುವರಿಬೇಕು.
ಇದು
ಯಾವುದೇ
ಒಂದು ಜೀವನದ
ಮುಖ್ಯವಾದ
ಗುರಿ.
ಮೊದಲಿಗಿಂತ
ಕಡಿಮೆ ಆಗೋದಾದರೆ
ಅದು ಜೀವನ
ಅಲ್ಲ.
ಅಷ್ಟೇ
ಇದ್ದರೂ ಕೂಡ
ಪೂರ್ಣ ತೃಪ್ತಿಕರ ಅಲ್ಲ. ಎರಡು ಭಾಗ, ಮೊದಲನೇದು ಹೋಪ್ಲೆಸ್, ತಾನಿದ್ದ ಸ್ಥಿತಿಯಲ್ಲೂ ಇಲ್ಲ ಡೌನ್ ಆಗ್ತಾನೆ ಅಂದರೆ ಅದು ಅತ್ಯಂತ ಫೇಲ್ಯೂರೇ. ಆದರೆ ಇದ್ದಲ್ಲೇ ಇರ್ತಾನೆ ಅಂತ ಹೇಳಿದರೆ ಸಾಲದು, ಇನ್ನು ಮುಂದೆ ಹೋಗ್ಲಿಕ್ಕೆ ಇಷ್ಟಪಡಬೇಕು. ಇದನ್ನು ಸಾಧಿಸಲಿಕ್ಕೆ ಯಾವುದು ನೆರವಾಗುತ್ತಲ್ಲ ಅದನ್ನು ಧರ್ಮ ಅಂತ ಕರೀತಾರೆ. ವಿದ್ಯಾರ್ಥಿ ಧರ್ಮ ಓದಬೇಕು, ಓದ್ತಾ ಹೋದಂತೆ ಅವನು ಮುಂದುವರಲಿಕ್ಕೆ ಶುರುವಾಗುತ್ತೆ. ವಿದ್ಯಾರ್ಥಿ ಧರ್ಮ, ವಾಹನಗಳ ಧರ್ಮ, ಸುರಕ್ಷಿತವಾಗಿ ಮುಂದುವರಿಯುತ್ತಾನೆ. ಉಳಿದವರಿಗೂ ತೊಂದರೆ ಆಗಲ್ಲ, ತನಗೂ ತೊಂದರೆ ಆಗೋದಿಲ್ಲ, ಗುರಿ ಮುಟ್ಟುತ್ತಾನೆ. ಮುಖ್ಯ ತೊಂದರೆ ಇಲ್ಲದ ಪ್ರಯಾಣದ ಭಾಗ ಎರಡು. ಒಂದು, ಅಪಘಾತ ಆದ ಕಡೆಯಲ್ಲಿ ಇಲ್ಲದೆ ಹೋಗಬೇಕು, ಗುರಿ ಮುಟ್ಟಬೇಕು. ಬರೀ ಅಪರಿಷ್ಟ ಅಪಘಾತ ಇಲ್ಲ ಸುಮ್ಮನೆ ಉಂಡಾಕೊಂಬಂದರೆ ಪ್ರಯೋಜನ ಇಲ್ಲ. ಒಂದು ಗುರಿ ಸಾಧಿಸಬೇಕು. ಇದು ಧರ್ಮದ ಪರ್ಪಸ್ ಅದು. ಧರ್ಮೋ ಧಾರಯತೆ ಪ್ರಜಾ, ಧಾರಣ ಧರ್ಮ ಇತ್ಯಾಹು, ಧರ್ಮೋ ಧಾರಯತೆ ಪ್ರಜಾ. ಮಹಾಭಾರತದಲ್ಲಿ ಎಲ್ಲ ಗ್ರಂಥಗಳಲ್ಲಿ ತುಂಬ ಸತ್ಯ ಬರತಕ್ಕಂಥ ಶ್ಲೋಕ ಇದು. ಧರ್ಮದ ಲಕ್ಷಣ ಅಂದರೆ ಡೆಫಿನೇಷನ್ ಅಂತ ಅರ್ಥ. ಧರ್ಮೋ ಧಾರಯತೆ ಪ್ರಜಾ, ಧಾರಣಾತ್ ಧರ್ಮ ಇತ್ಯಾಹು. ನಮ್ಮನ್ನು ಧರಿಸೋದು, ನಮ್ಮನ್ನು ರಕ್ಷಣೆ ಮಾಡೋದು. ಪ್ರೊಟೆಕ್ಟ್ ಧರ್ಮ ತಟ್ ಪ್ರೊಟೆಕ್ಟ್ ಯು ಅಂತ ಹೇಳ್ತಾರೆ. ಧರ್ಮವನ್ನು ರಕ್ಷಣೆ ಮಾಡಿ ನಮ್ಮನ್ನು ಅದು ಕಾಪಾಡುತ್ತೆ. ಧರ್ಮ ಧಾರಣಾತ್ ಧರ್ಮ ಇತ್ಯಾಹು, ಧರ್ಮೋ ಧಾರಯತೆ ಪ್ರಜಾ. ಎಲ್ಲ ಜನಗಳು ಉಳಿದಿರೋದ್ರೆ ಧರ್ಮ ರೂಲ್ಸ್ ಫಾಲೋ ಮಾಡಿದರೆ ಎಲ್ಲರಿಗೂ ಕ್ಷೇಮ ಅಂತೇವಲ್ಲ, ಹಾಗೆ ರೂಲ್ಸನ್ನು ಫಾಲೋ ಮಾಡಿದರೆ ಎಲ್ಲರಿಗೂ ಕ್ಷೇಮ. ನಿಯಮಾವಳಿಗೆ ಇಲ್ಲ ಅಂತ ಹೇಳಿದರೆ ಅವ್ಯವಸ್ಥೆ ಅಂತ ಅರ್ಥ. ಇನ್ನು ವ್ಯವಸ್ಥೆ ರೂಪ ನಿಯಮಗಳಿದ್ದಾಗಲೇ ವ್ಯವಸ್ಥೆ ಬರೋದು, ಇಲ್ಲದವರೆ ಬರೋದಿಲ್ಲ. ಧರ್ಮದ ಬೇಸಿಕ್ ಅರ್ಥ ಅದು. ಇದು ಅರ್ಥ ಮಾಡಿಕೊಂಡಾಗ ಧರ್ಮ ಬೇಡ, ಧರ್ಮ ಬೇಡ ಅನ್ನೋ ಜನ ರೂಲ್ಸ್ ಬೇಡ ಅಂತ ಹೇಳಿದಾಗ ಆಗ್ತದೆ ಅಷ್ಟೆ. ಯಾವುದಕ್ಕೂ ರೂಲ್ಸ್ಗಳೇ ಬೇಡ, ಸುಖವಾಗಿರ್ತೇವೆ ಅಂತ ಕೇಳಿದರೆ ಅದು ಮನೆಯೂ ಆಗೋದಿಲ್ಲ, ಸಂಸ್ಥೆನೂ ಆಗೋದಿಲ್ಲ, ಏನೂ ಆಗೋದಿಲ್ಲ. ಜನಕ್ಕೆ ಅದು ಅರ್ಥ ಆಗಿಲ್ಲ. ಯಾತಕ್ಕೆ ಧರ್ಮ ಬೇಡ ಅಂತಾರೆ ಅಂದರೆ ಧರ್ಮ ಶಬ್ದಕ್ಕೆ ಜನ ತಿಳ್ಕೊಂಡಿರೋ ಅರ್ಥ ಏನು ಅಂದರೆ ಅದು ಮತಧರ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಆಯಾ ಮತದವ್ರು ಮಾಡ್ತಕ್ಕಂಥ ಧರ್ಮ ಅದು. ಇನ್ನೊಬ್ಬರು ಮತ ದ್ವೇಷ ಮಾಡೋದು ಅಂತ ಅರ್ಥ ಆಗಿಬಿಟ್ಟಿದೆ. ಬರ್ತಾ ಬರ್ತಾ ಅದಕ್ಕೆ ಅರ್ಥ ಆಗಿರೋದೇನು, ಇನ್ನೊಬ್ಬರ ದ್ವೇಷ, ಅದಕ್ಕೆ ಧರ್ಮ ಬೇಡ ಅಂತ ಹೇಳಿದೆ. ಆ ಧರ್ಮದ ಅರ್ಥನೇ ಅಲ್ಲ ಅದು. ಧರ್ಮದ ಅರ್ಥ ಅದಲ್ಲ, ರಕ್ಷಣೆ ಮಾಡೋದು ಧರ್ಮ. ಆದ್ದರಿಂದ ಆ ಧರ್ಮದ ಸ್ವರೂಪ ನಮಗೆ ಅರ್ಥವಾದರೆ ಧರ್ಮ ಬೇಕು ಅಂತ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ. ಧರ್ಮ ಬೇಕು. ಆ ಧರ್ಮ ಇವತ್ತು ಬಿಡಿಸ್ತಾ ಇರ್ತಾರೆ, ಎಲ್ಲ ಎಲ್ಲೆಲ್ಲೋ ಕೂತ್ಬಿಡ ಬಿಡಿಸೋಕ್ಕಾಗುತ್ತೆ, ಸಾಲಕ್ಕೆ ಕೊಡಿ ಅಂತ ಹೇಳ್ತಾರೆ. ಇಲ್ಲೊಬ್ಬನು ಅಲ್ಲೊಬ್ಬನು ಈ ಕಡೆ ಮುಖ ಆ ಕಡೆ ಮುಖ ಕೂತ್ಕೊಂಡು ಏನು ಮಾಡ್ಲಿಕ್ಕಾಗತ್ತೆ, ಅಲ್ಲೊಂದೆಲೆ ಇಲ್ಲೊಂದೆಲೆ, ಎದ್ದೋಗಿ ಯಾರೇ ಆಗಲ್ಲ ಅಂತ ಹೇಳ್ಬಿಟ್ಟು ಸಾಲ. ಓ, ಅದೊಂದು ವ್ಯವಸ್ಥೆ ಆಯ್ತಾ, ಬಡಿಸೋದು ಬಂದು ಕೂತ್ಬಿಟ್ಟು ಕೂತು ಮಜ್ಜಿಗೆ ತಂದುಬಿಟ್ಟ ತಕ್ಷಣ, ಏ ಬಿಡಿಸೋಕ್ಕೆ ಬರೋದಿಲ್ಲ ಅಂತ ಹೇಳಿದ ತಕ್ಷಣ. ಅದು ನಿಯಮ, ಅದೇನು ವಿಷಯ ಅಲ್ಲ, ಆ ಕ್ರಮ ಅಲ್ಲ, ಹಾಗಾಗಿ ಕ್ರಮ ಅಲ್ಲ ಅದು. ಅದು ಬಿಡಿಸೋದಕ್ಕೊಂದು ನಿಯಮ ಇದೆ, ಕೂಡೋದಕ್ಕೊಂದು ನಿಯಮ ಇದೆ, ಊಟ ಮಾಡೋದಕ್ಕೊಂದು ನಿಯಮ ಇದೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಿಯಮ ಇಲ್ಲದೆ ಎಲ್ಲೆಲ್ಲಿ ನಿಯಮ ಇರೋದಿಲ್ಲ ಅಲ್ಲಿ ಫೇಲ್ಯೂರ್ ಇರುತ್ತೆ, ನೆನಪಿರಬೇಕು. ಎಲ್ಲೆಲ್ಲಿ ನಿಯಮ ಇರೋದಿಲ್ಲ ಅದು ಅತ್ಯಂತ ದುರಂತವನ್ನು ಕಾಣುತ್ತೆ. ಆದ್ದರಿಂದ ನಿಯಮವೇ ಧರ್ಮ. ಆ ಧರ್ಮದಲ್ಲಿ ಎರಡು ಭಾಗ, ಲೌಕಿಕ ಧರ್ಮ, ಪಾರಲೌಕಿಕ ಧರ್ಮ ಅಂತ ಎರಡು. ಲೌಕಿಕ ಧರ್ಮ ಅನುಷ್ಠಾನದಿಂದ ಈ ಲೋಕದಲ್ಲಿ ಸುಖವಾಗಿರಬಹುದು. ಲೌಕಿಕ ಧರ್ಮಾನುಷ್ಠಾನ ಈ ಲೋಕಕ್ಕೆ ಸುಖ ಕೊಡ್ತಕ್ಕಂಥ ಧರ್ಮ. ಪಾರಲೌಕಿಕ ಧರ್ಮ ಅಂತ ಹೇಳಿದರೆ ಪರಲೋಕದಲ್ಲಿ ಸುಖ ಕೊಡ್ತಕ್ಕಂಥ ಧರ್ಮ ಪಾರಲೌಕಿಕ ಧರ್ಮ. ಇವತ್ತು ಜನಗಳಿಗೆ ಈ ಲೋಕದ ಧರ್ಮನೇ ಅರ್ಥ ಆಗಿಲ್ಲ, ಇನ್ನು ಪಾರಲೌಕಿಕ ಧರ್ಮ ಏನರ್ಥ ಆಗುತ್ತೆ? ಪಾರಲೌಕಿಕ, ಪರಲೋಕಕ್ಕೆ ಸಂಬಂಧಪಟ್ಟಿದ್ದು ಪಾರಲೌಕಿಕ, ಲೌಕಿಕ ಪಾರಲೌಕಿಕ. ಇದನ್ನು ತುಂಬ ಬ್ರಾಡ್ ಕಾನ್ಸೆಪ್ಟ್ ಇದೆ ಅದರೊಳಗೆ. ಮನುಷ್ಯನಾದವನು ಇವತ್ತು ಊಟ ಮಾಡ್ತಾರೆ, ನಾಳೆ ಯೋಚನೆ ಮಾಡ್ತಾ ಇರ್ತಾರೆ. ನಾಳೆಗೇನು, ನಾಳೆ ಬಿಡಿ, ಸಾಯಂಕಾಲಕ್ಕೆ ಯೋಚನೆ ಮಾಡ್ತಾನೆ ಫಸ್ಟ್. ಇದು ಆದ ತಕ್ಷಣ ಏನು, ಅದು ಮನುಷ್ಯನ ಬುದ್ಧಿವಂತನಾದವನು ಮಾಡೋ ಕೆಲಸನೇ ಹಾಕಿ, ಮುಂದೇನು ಅಂತ ಯೋಚನೆ ಮಾಡ್ತಾನೇ ಇರ್ತಾನೆ. ಅದೇ ರೀತಿಯೇ ಮುಂದೇನು, ಆಫ್ಟರ್ ಡೆತ್ ಏನು, ಅದನ್ನು ಯೋಚನೆ ಮಾಡಬೇಕು. ಆಫ್ಟರ್ ಡೆತ್ ಆ್ಯಂಡ್ ಬಿಫೋರ್ ಡೆತ್ ಎರಡೂ ಆಗಬೇಕು. ಇವತ್ತು ಆ ಎರಡು ಕಾನ್ಸೆಪ್ಟು ಇಲ್ಲದೇ ಇದ್ದವರು ಇದ್ದಾರೆ. ಎಷ್ಟೋ ಜನಗಳು ಬಿಫೋರ್ ಡೆತ್ ಅಷ್ಟೇ ಯೋಚನೆ ಮಾಡೋಷ್ಟು ಸಾಮರ್ಥ್ಯ ಕೆಲವರಿಗಿದೆ. ಅದೇ ಅಂಥವರೇ ಇವತ್ತು 10% ಸಿಗೋದು ಕಷ್ಟ, ಅಂಥವ್ರು ಸಿಗೋದೇ ಭಾರಿ ಕಷ್ಟ. ರಿಟೈರ್ಮೆಂಟ್ ಏನಿಲ್ಲದಾಗಿರ್ತಾರೆ ಎಷ್ಟೋ ಜನಗಳು. ರಿಟೈರ್ಮೆಂಟ್ ಆದಮೇಲೆ ಲೈಫ್ ಇದೆ ಗೊತ್ತಲ್ಲ, ಅದಕ್ಕೋಸ್ಕರ ಸೇವ್ ಮಾಡ್ತಾರೆ. ರಿಟೈರ್ಮೆಂಟ್ ಆದಮೇಲೆ ಲೈಫ್ ಇದೆ ಅಂತ ಗೊತ್ತಾದರೆ ಡೆತ್ ಆದಮೇಲೂ ಲೈಫ್ ಇದೆ, ಮತ್ತೆ ಜೀವ ಇದ್ದಾನೆ. ಭಗವದ್ಗೀತೆ ಹೇಳಿದ ದೊಡ್ಡ ತತ್ವ ಅದು. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಎಲ್ಲ ಜೀವರು ನಿತ್ಯ, ನಿತ್ಯ ಅಂದಮೇಲೆ ದೇಹ ಹೋದರೂ ಜೀವ ಹೋಗೋದಿಲ್ಲ, ನೆನಪಿರಬೇಕು. ದೇಹ ಹೋದರೂ ಜೀವ ಹೋಗೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಮನೆ ಬೀಳ್ತಿರುತ್ತೆ, ಮನೆಯಿಂದ ಹೊರಗೆ ಹೋಗಿಬಿಡ್ತಾನೆ, ಮನೆ ಬೀಳುತ್ತಾ ಉಳ್ಕೊಂಡ್ಬಿಡ್ತಾನೆ. ಆ ದೇಹ ಬಿದ್ದರೂ ಹೇಗೆ ಉಳ್ಕೊಂಡು, ದೇಹ ಬಿದ್ದರೂ ಜೀವ ಉಳ್ಕೊತಾನೆ. ಬಿಟ್ಟೋಗೋದು ದೇಹ ಹೊರತು ಜೀವ ಅಲ್ಲ, ಜೀವ ಯಾವಾಗಲೂ ಇರ್ತಾನೆ ಅಂತ ಗೊತ್ತಾದ ಮೇಲೆ ಆ ಜೀವನಿಗೆ ಮುಂದೆ ಬದುಕಲಿಕ್ಕೆ ವ್ಯವಸ್ಥೆ ಆಗಬೇಕು. ಅದನ್ನು ಪಾರಲೌಕಿಕ ಧರ್ಮ ಅಂತ ಕರೀತಾರೆ. ಎರಡಾಯ್ತಾಗ ಇನ್ನು ಅಲ್ಟಿಮೇಟ್ ಧರ್ಮ ಯಾವುದು ಅಂತ ಕೇಳಿದರೆ ನಮ್ಮ ಗುರಿಯನ್ನು ಸಾಧಿಸಬೇಕು, ಅದು ಕೊನೆಯ ಧರ್ಮ ಅದು. ಅದು ಮೋಕ್ಷ ಧರ್ಮ. ಮೋಕ್ಷಕ್ಕೆ ನಾವು ಹೇಗೆ ಹೋಗಬೇಕು? ಮೋಕ್ಷ ಅಂದರೆ ಏನು? ರಿಲೀಸ್, ಪರ್ಮನೆಂಟ್ ರಿಲೀಸ್. ಅದು ಯಾವ ಬಂಧನವೂ ಇಲ್ಲ, ಟೋಟಲಿ ಎಲ್ಲದನ್ನು ಮುಕ್ತಿ ಪಡೆಯೋದನ್ನು ಮೋಕ್ಷ ಅಂತ ಕರೀತಾರೆ. ಅಲ್ಲಿಗೆ ಹೋಗಬೇಕು. ಅದಾಯಿತು ಅಂದಮೇಲೆ ಮತ್ತೆ ಹುಟ್ಟಿ ಬರೋ ಪ್ರಸಂಗನೇ ಇಲ್ಲ, ಅದು ಕೊನೆಯದದು. ಎಲ್ಲ ಬಂಧನ ಪರಿಹಾರ ಆಗುತ್ತೆ ಅಂದರೆ ಏನರ್ಥ ಅಂತ ಕೇಳಿದರೆ, ಎರಡದರಲ್ಲಿ ಇಹ ಕಲು ಸುಖವೇವವೇ ಸ್ಯಾತ್ ದುಃಖಂ ಅನಾಗಪಿ ಮಾಗು. ನಮಗೆ ಸುಖನೇ ಆಗಬೇಕು, ದುಃಖ ಸ್ವಲ್ಪನೂ ಆಗಬಾರ್ದು. ಇದು ಎಲ್ಲರ ಬೇಸಿಕ್ ಇನ್ಸ್ಟಿಂಕ್ಟ್ ಅಂತ ಕರೀತಾರೆ. ನಾವು ಹಸಿವೆ ಆಗೋದೊಂದು ಮನುಷ್ಯನ ಇನ್ಸ್ಟಿಂಕ್ಟ್ ಅಂತ ಹೆಸರು, ಅದಕ್ಕೆ ಸಹಜ ಪ್ರವೃತ್ತಿ. ಇನ್ಸ್ಟಿಂಕ್ಟ್ ಅಂದರೆ ಸಹಜ ಪ್ರವೃತ್ತಿ. ಹಸಿವೆ ಆಗೋದು ಸಹಜ ಪ್ರವೃತ್ತಿ, ಆಯಾಸವಾಗ ನಿದ್ರೆ ಬರೋದು ಸಹಜ ಪ್ರವೃತ್ತಿ. ಅದೇ ರೀತಿಯಲ್ಲಿ ಸುಖ ಬಯಸೋ ಎಲ್ಲರ ಪ್ರವೃತ್ತಿ. ಮತ್ತು ಎಲ್ರಿಗೂ ಹಸಿವೆ ಆಗದೇ ಇರ್ಬೋದು, ಎಲ್ಲ ಕಾಲಕ್ಕೂ ಎಲ್ಲ ಕಾಲಕ್ಕೂ ಎಲ್ರಿಗೂ ಬಾಯಾರಿಕೆ ಆಗದೇ ಇರಬಹುದು. ಆದರೆ ಸುಖ ಬೇಕು ಅನ್ನೋದು ಮಾತ್ರ ಎಲ್ಲರಿಗೂ ಬೇಕು. ಬಾಯಾರಿಕೆ ಆಗಿದೆ, ನೀರು ಕುಡಿತಾನೆ, ನೀರು ಕುಡಿದ್ರೆ ಸುಖ ಆಗುತ್ತೆ. ಹೆಚ್ಚು ಕುಡ ಇನ್ನು ಸಾಕು ಅಂತಾನೆ, ಕುಡಿದೆ ಹೋದ ಸುಖ ಆಗುತ್ತೆ ನೆನಪಿರ್ಬೇಕು. ಇನ್ನೂ ಹೆಚ್ಚು ಕುಡಿದ್ರೆ ಪಜೀತಿ ಆಗುತ್ತೆ. ಆ ಹಸಿವೆ ಆಗಿದೆ, ಊಟ ಮಾಡಿದ್ರೆ ಹೆಚ್ಚು ಅಂದರೆ ವಾಂತಿ ಆಗುತ್ತೆ, ತಿನ್ನಕ್ಕಾಗೋದಿಲ್ಲ. ಮೊದಲು ಆಹಾರ ಸಿಕ್ಕಿದ್ದು ಸುಖ, ಆಮೇಲೆ ಬೇಡ ಅನ್ನೋದು ಸುಖನೇ. ಒಟ್ಟು ಮೇಲೆ ಏನೇ ಕೆಲಸ ಮಾಡಿದ್ರು ಸುಖದಲ್ಲಿ ಎಂಡ್ ಆಗಬೇಕು. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದ ಒಂದು ದೊಡ್ಡ ಮುಖ ಅರ್ಥ ಆದಾಗಲೇ. ಇನ್ಸ್ಟಿಂಕ್ಟ್ ಅಂತ ಕರೆದಿವೆಲ್ಲ, ಆ ಇನ್ಸ್ಟಿಂಕ್ಟ್ಗಳು ಎಲ್ಲ ಇನ್ಸ್ಟಿಂಕ್ಟ್ಗಳು ಇದೆ. ಎಲ್ಲ ಇನ್ಸ್ಟಿಂಕ್ಟ್ಗಳ ಹಿಂದೆ ಏನಿದೆ ಅಂದರೆ ಈ ಇನ್ಸ್ಟಿಂಕ್ಟ್ ಇದೆ. ಅದಕ್ಕೆ ಇನ್ಸ್ಟಿಂಕ್ಟ್ ಆಫ್ ಇನ್ಸ್ಟಿಂಕ್ಟ್ಸ್ ಅಂತ ಕರಿಬೋದು. ಎಲ್ಲ ಸಹಜ ಪ್ರವೃತ್ತಿಗಳ ಮೂಲ ಸಹಜ ಪ್ರವೃತ್ತಿ ಯಾವುದು ಅಂತ ಕೇಳಿದರೆ, ನಮಗೆ ಸುಖ ಆಗಲೇಬೇಕು, ದುಃಖ ಆಗಲೇಬಾರ್ದು. ಇದು ಅಲ್ಟಿಮೇಟ್ ಎಂದಿದ ಅಚೀವ್ ಮಾಡ್ತೇವಲ್ಲ ಅದು ಮೋಕ್ಷ. ಇದು ಸಿಗ್ತು ಅಂದರೆ ಮೋಕ್ಷ ಅಂತ ಅರ್ಥ. ಮೋಕ್ಷದಲ್ಲಿ ದುಃಖದ ಹೆಸರೇ ಇಲ್ಲ, ಬರೀ ಸುಖ ಇರುತ್ತೆ. ಇದು ಮೋಕ್ಷದ ಅರ್ಥ ನಮಗೆ ಫಸ್ಟ್ ಆಗಬೇಕು. ತುಂಬ ಜನಕ್ಕೆ ಮೋಕ್ಷದ ಅರ್ಥನೇ ಆಗಿಲ್ಲ. ಆದ್ದರಿಂದ ಯಾರೋ ಧರ್ಮಾಚರಣೆ ಮಾಡೋರು ಕಂಡ್ರೆ, ನೀವು ಮಾಡಿಕೊಳ್ಳಿಪ್ಪ ಮೋಕ್ಷಕ್ಕೆ ಹೋಗೋರು ಪಾಪ, ನಮಗವೆಲ್ಲ ಬೇಕಿಲ್ಲ ಅಂತ ಹೇಳಿಬಿಡ್ತಾರೆ. ಅಂದರೆ ಮೋಕ್ಷಕ್ಕೆ ಬೇಕಿಲ್ಲ ಅನ್ನೋ ಅರ್ಥೇ ನೀವು ಯೋಚನೆ ಮಾಡಿ, ಸುಖನೇ ಬೇಕಿಲ್ಲ ಅಂತ ಹೇಳಿದಾಗ ಲೆಕ್ಕ. ಹಾಗೆ ಸುಖ ಬೇಡವಂತ ಅದು ಬೇಕು ಅಂತಾರೆ. ಹಾಗಿದ್ರೆ ಅದೇ ಮೋಕ್ಷ. ಮೋಕ್ಷದ ಶಬ್ದಕ್ಕೆ ಜನ ಅರ್ಥ ತಿಳ್ಕೊಂಡಿಲ್ಲ. ವಯಸ್ಸಾದ್ಮೇಲೆ ಹೋಗೋ ಜಾಗ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಹೊರತು ಅದು ಸುಖದ ಜಾಗ ಅಂತ ಜಗತ್ತಿಗೆ ಗೊತ್ತಾಗಿಲ್ಲ. ಅದು ಬೇಕು ಅಂತ ಅರ್ಥ ಆದರೆ ಎಲ್ಲರಿಗೂ ಖುಷಿಯಾಗುತ್ತೆ. ಈ ಚಿಕ್ಕ ಮಕ್ಕಳು ಇರ್ತಾರಲ್ಲ ಹಳ್ಳಿ ಹುಡುಗರು, ದನ ಕಾಯಿಲಕ್ಕೆ ಹೋಗ್ತಾರೆ ಲೈಕ್ ಮಾಡ್ತಾರೆ, ಕ್ಲಾಸ್ಗೆ ಹೋಗಲಿಕ್ಕೆ ಲೈಕ್ ಮಾಡಲ್ಲ ಅವರು. ದನ ಕಾಯಿದು ಅಂದರೆ ಭಾರಿ ಖುಷಿ. ಈ ಪಟ್ಟಣದವರಿಗೆ ಮ್ಯಾಚ್ಗೆ ಹೋಗೋದು ಭಾರಿ ಖುಷಿ, ಕ್ಲಾಸ್ಗೆ ಹೋಗೋದಕ್ಕಿಂತ ಮ್ಯಾಚ್ಗೆ ಹೋಗೋದು ಖುಷಿ. ಆಗಲೇ ಖುಷಿ ಸಿಕ್ಬಿಡುತ್ತೆ ಅವನಿಗೆ. ಕ್ಲಾಸ್ಗೆ ಹೋಗಿ ಏನು ಮಾಡ್ತೀನಿ ಅಂತ ಹೇಳ್ತಾನೆ. ಬಟ್ ಮ್ಯಾಚ್ ನೋಡಿದ್ರೆ ಬದುಕೋದಿಲ್ಲ ಇವನು, ಕ್ಲಾಸ್ಗೆ ಹೋಗಿದ್ರು ಬದುಕ್ತಾನೆ. ಅವೇ ಇವನು ಮುಂದೇನಾದ್ರು ಕೆಲಸ ಸಿಗಬೇಕಾದ್ರೆ ಮ್ಯಾಚ್ ಎಷ್ಟು ಮ್ಯಾಚ್ ನೋಡಿದ್ದಿ ಅಂತ ಕೇಳಿ ಕೆಲಸ ಕೊಡೋದಿಲ್ಲ. ಎಷ್ಟು ಕ್ಲಾಸ್ ಅಟೆಂಡ್ ಮಾಡಿದ್ದೆ ಅರ್ಥ ಮಾಡ್ಕೊಂಡಿದ್ದೆ ಅಂತ ಕೇಳ್ತಾರೆ. ಬಟ್ ಆ ಲೆವೆಲಲ್ಲಿ ಅರ್ಥ ಆಗಲ್ಲ ಅವರಿಗೆ. ಕ್ಲಾಸಿಗೆ ಬಾ ಅಂತ ಮೇಸ್ಟ್ ಹೇಳಿದರೆ ಅವ್ರ ಮೇಲೆ ಕೋಪ ಬರುತ್ತೆ. ಹೋಮ್ವರ್ಕ್ ಮಾಡಿಲ್ಲ ಅಂತ ಗೆಟ್ ಔಟ್ ಅಂದರೆ ಸಿಟ್ಟು ಬರುತ್ತೆ. ಮತ್ತು ತಂದೆ ತಾಯಿ ಹೋದ್ರೆ ಅವ್ರ ಮೇಲೆ ಕೋಪ ಬರುತ್ತೆ. ಮ್ಯಾಚ್ ಕರೆದ್ರೆ ಖುಷಿಯೇ ಬರುತ್ತೆ. ಮ್ಯಾಚ್ ಕರೀತಾರಲ್ಲ ಭಾರಿ ಗುಂಡು, ಅವನು ಭಾರಿ ಖುಷಿಯಾಗುತ್ತೆ ಅವ್ರ ಕಂಡ್ರೆ. ಇವ್ರ ಒಬ್ಬನೇ ಹಿತೈಷಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಆಮೇಲೆ ಗೊತ್ತಾಗುತ್ತೆ ವಯಸ್ಸಾದ ಮೇಲೆ ಯೋಗ ಎಷ್ಟು ತಪ್ಪು ಮಾಡಿದ್ದೀವಿ ಅಂತ. ಇದು ಹಾಗೆ ಚಿಕ್ಕವರಿಗೆ ಹೇಗೆ ಭವಿಷ್ಯ ಜೀವನ ಅರ್ಥ ಆಗೋದಿಲ್ವೋ, ಸಾಮಾನ್ಯರಿಗೆ ಆಫ್ಟರ್ ಡೆತ್ ಅಂತ ಅರ್ಥ ಆಗೋದಿಲ್ಲ. ಮೋಕ್ಷದ ಕಲ್ಪನೆ ಬರೋದಿಲ್ಲ. ಅದು ಬರೋದೇ ಫಸ್ಟ್ ಸ್ಟೇಜು, ಅದು ಅರ್ಥ ಮಾಡ್ಕೋಬೇಕು ಫಸ್ಟ್. ಆರಂಭದಲ್ಲಿ ಸ್ಕೂಲಿಗೆ ವಿದ್ಯಾರ್ಥಿನ ಕಳಿಸೋದು ಕಲೀಲಕ್ಕಲ್ಲ, ಪ್ಲೇ ಹೋಮ್ಗೆಲ್ಲ ಕಲಿಸೋದು ಕಲೀಲಕ್ಕಲ್ಲ, ಸ್ಕೂಲಿಗೆ ಹೋಗಿ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಕಲಿಸ್ತಾರೆ ಅಷ್ಟೇ. ಮನೆ ಬಿಟ್ಟಿರೋದು ಅಭ್ಯಾಸ ಮಾಡ್ಕೊಳ್ಳಿ, ಸ್ಕೂಲಿಗೆ ಹೋಗಿ ಅಭ್ಯಾಸ, ಅಷ್ಟೇ ಉದ್ದೇಶ, ಬೇರೆ ಏನಿರೋದಿಲ್ಲ ಅದರೊಳಗೆ. ಅದೇ ರೀತಿಯಲ್ಲಿ ಧರ್ಮದಲ್ಲಿ ಸ್ಟಾರ್ಟ್ ವಿತ್ ಅಂದ್ರೆ ಏನು, ಅವರಿಗೆ ಧರ್ಮಾಚರಣೆ ಸ್ವಲ್ಪ ಆದರೂ ಪ್ರಾಕ್ಟೀಸ್ ಆಗಲಿ ಅಂತ ಮಾಡ್ತಾರೆ ಅಷ್ಟೇ. ಆದರೆ ಮುಂದೆ ಬರ್ತಾ 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 ಅಭಿವೃದ್ಧಿಗೆ ಕಾರಣ ಆಗಬೇಕು, ಅನಂತರ ಪಾರಲೌಕಿಕ ಸುಖಕ್ಕೆ ಕಾರಣ ಆಗಬೇಕು, ಸ್ವರ್ಗಾದಿ ಪ್ರಾಪ್ತಿಗೆ ಕಾರಣ ಆಗಬೇಕು, ಅಲ್ಟಿಮೇಟ್ಲಿ ಮೋಕ್ಷಕ್ಕೆ ಕಾರಣ ಆಗಬೇಕು. ಇದು ಧರ್ಮದ ಬೇಸಿಕ್ ಕಾನ್ಸೆಪ್ಟ್. ಇದು ಗೊತ್ತಾಗಿಬಿಟ್ರೆ ಧರ್ಮ ಬೇಕೋ ಬೇಡ ಅರ್ಥ ಆಗುತ್ತೆ. ಧರ್ಮ ಬೇಕೇ ಬೇಕು ಅಂತ ಅರ್ಥ ಆಯ್ತು. ಧರ್ಮ ಬೇಕು ಅಂದಮೇಲೆ ಆ ಧರ್ಮದಿಂದ ಸಾಧನೆ ಮಾಡೋದು ಜ್ಞಾನ, ಜ್ಞಾನದಿಂದ ಮೋಕ್ಷ. ಇದನ್ನೆಲ್ಲ ಆಚಾರ್ಯರು ಗೀತಾಭಾಷ್ಯದ ಪ್ರಾರಂಭದಲ್ಲಿ ಹೇಳ್ತಾರೆ. ನಷ್ಟ ಧರ್ಮಜ್ಞಾನ ಲೋಕ ಕೃಪಾಲುಭಿಹಿ ಬ್ರಹ್ಮೇಂದ್ರ ಬ್ರಹ್ಮರುದ್ರ ಇಂದ್ರಾದಿಭಿಹಿ ಪ್ರಾರ್ಥಿತಃ ಅರ್ಥಿತಃ ಭಗವಾನ್ ವ್ಯಾಸತ್ವೇನ ಅವತತಾರ. ನಷ್ಟ ಧರ್ಮಜ್ಞಾನ ಕೃಪಾಲುಭಿಹಿ. ಭೂಲೋಕದಲ್ಲಿ ಧರ್ಮವೂ ಹೋಗಿತ್ತು, ಜ್ಞಾನವೂ ಹೋಗಿತ್ತು. ಅದರಿಂದ ಜನ ತುಂಬ ಕಷ್ಟದಲ್ಲಿದ್ದರು. ಅವರು ನೋಡಿ ಬ್ರಹ್ಮಾದಿ ದೇವತೆಗಳು ತುಂಬ ಕರುಣೆಯನ್ನು ಹೊಂದಿದರು. ಅವರಿಗೆ ಧರ್ಮದ ಸುಖದ ದಾರಿ ತೋರಿಸಬೇಕು ಅಂತ ಅಪೇಕ್ಷೆ ಬಂದು ದೇವರನ್ನು ಪ್ರಾರ್ಥನೆ ಮಾಡಿದರು. ಆಗ ವೇದವ್ಯಾಸ ದೇವರು ಭೂಲೋಕದ ಅವತಾರವನ್ನು ಮಾಡಿ ವೇದಾದಿಗಳನ್ನೆಲ್ಲ ಉದ್ಧಾರ ಮಾಡಿ ಜ್ಞಾನ ಮಾರ್ಗವನ್ನು ತೋರಿಸಿದರು. ಅಲ್ಲಿ ಒಂದು ಪ್ರಶ್ನೆ ಬಂತು, ಎಲ್ಲರಿಗೂ ಜ್ಞಾನ ಬರುತ್ತೋ ವೇದಾದಿಗಳಿಂದ ಅಂದರೆ ಎಲ್ಲರಿಗೂ ವೇದಾದಿಗಳಿಂದ ಜ್ಞಾನ ಬರೋದಿಲ್ಲ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಿಳಿಸ್ಕೊಳ್ಳೋದಕ್ಕೆ ಒಂದು ಟೆಕ್ಸ್ಟ್ ಇರಬೇಕು. ಆ ಟೆಕ್ಸ್ಟನ್ನೇ ಶಾಸ್ತ್ರ ಅಂತ ಕರೀತಾರೆ. ಇಲ್ಲಿ ಟೆಕ್ಸ್ಟ್ ಅಂದರೆ ಶಾಸ್ತ್ರ. ಆ ಶಾಸ್ತ್ರಗಳು ಬೇಸಿಕ್ ಶಾಸ್ತ್ರಗಳು ಅಂದರೆ ವೇದಗಳು. ವೇದಗಳನ್ನೆಲ್ಲ ಹೊರಗೆ ಹಾಕಿದರು, ಪುರಾಣಗಳನ್ನು ಬರೆದರು, ಬ್ರಹ್ಮಸೂತ್ರಗಳನ್ನು ಬರೆದರು. ಕೊನೆಗೊಂದು ಸ್ಟೇಜಲ್ಲಿ ವೇದವ್ಯಾಸ ದೇವರು ಅನುಗ್ರಹ ಮಾಡ್ತಿದ್ದಾರೆ. ಏನು ಅಂದರೆ, ವೇದಗಳನ್ನು ಸರಿಪಡಿಸಿದ್ರಿಂದ ಯಾರಿಗೂ ಉಪಯೋಗ? ವೇದ ಓದುವಲ್ಲವರಿಗೆ ಉಪಯೋಗ ಅಷ್ಟೆ, ಉಳಿದವ್ರಿಗೆ ಉಪಯೋಗ ಇಲ್ಲ. ಕರೆಂಟ್ ಹೋಗಿತ್ತು, ದೀಪ ಹೋಗಿತ್ತು, ಕತ್ಲು ಒದ್ದಾಡ್ತಿದ್ರು, ದೀಪ ಹಾಕಿಬಿಟ್ರು. ಯಾರಿಗೂ ಉಪಯೋಗ? ಕಣ್ಣಿದ್ದವ್ರಿಗೆ. ಕುರುಡಿಗೆ ದೀಪ ಹಾಕಿದ್ರಷ್ಟೇ ಓದ್ರಾಳು. ಅವ್ರಿಗೆ ಹೋಗಿದ್ದು ಗೊತ್ತಾಗಲ್ಲ, ಬಂದಿದ್ದು ಗೊತ್ತಾಗಲ್ಲ. ಇವತ್ತು ಹೆಂಗಸರಿ ವೇದಾಧಿಕಾರನೇ ಇಲ್ಲ, ಶೂದ್ರರಿಗೆ ವೇದಾಧಿಕಾರನೇ ಇಲ್ಲ. ಆದರೆ ಉದ್ಧಾರ ಆಗಲೇಬೇಕು. ಕುರುಡ ಅಂತೇಳಿ ಉಪವಾಸ ಇರಲಿಕ್ಕಾಗತ್ತೆ ಅವನು? ಕುರುಡ ಅಂತ ಹೇಳಿ ಬದುಕದೆ ಇರಲಿಕ್ಕಾಗತ್ತ? ಅದೆಲ್ಲ ಆಗಬೇಕು ಅವರಿಗೆ. ಕಣ್ಣು ಕಾಣದಿಲ್ಲ ಅಂತ ಬಿಟ್ಟುಬಿಟ್ರೆ ಉಳಿದಂತೆ ಅವನು ಬದುಕಲಿಕ್ಕೆ ಅರ್ಹ. ಅವನು ಜೀವನದಲ್ಲಿ ಬದುಕಲೇಬೇಕು, ಸಂಸಾರ ಮುಂದುವರಿಸಬೇಕು, ಯಶಸ್ಸನ್ನು ಕಾಣಬೇಕು. ಅದೇ ರೀತಿಯಲ್ಲಿ ವೇದಕ್ಕೆ ಅರ್ಹತೆ ಇಲ್ಲದವರು ಕೂಡ ಮೋಕ್ಷಕ್ಕೆ ಹೋಗಬೇಕು. ಮೋಕ್ಷಕ್ಕೆ ಹೋಗಬೇಕಾದ್ರೆ ಜ್ಞಾನ ಬೇಕೇ ಬೇಕು, ನೆನಪಿರಬೇಕು. ಮೋಕ್ಷಕ್ಕೆ ಹೋಗಬೇಕಾದ್ರೆ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ, ಏನಾದರೇನು ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಇದು ಫಸ್ಟ್ ಅರ್ಥ ಆಗಬೇಕು. ಮೊದಲು ಅರ್ಥ ಆಗಬೇಕು ಮೋಕ್ಷ ಬೇಕು ಅಂತ ಹೇಳಿ, ಆಮೇಲೆ ಅರ್ಥ ಆಗಬೇಕು ಮೋಕ್ಷಕ್ಕೆ ಜ್ಞಾನ ಬೇಕು ಅಂತ ಅರ್ಥ ಆಗಬೇಕು. ಪಾಸ್ ಆಗಬೇಕು ಅಂತ ಗೊತ್ತಾದರೆ ಓದಬೇಕಷ್ಟೇ, ಅಂತ ಬೇರೆ ದಾರಿ ಇಲ್ಲ. ಪಾಸ್ ಆಗಬೇಕಾದ್ರೆ ಯಾವ ಎಷ್ಟು ಹತ್ರ ಹೋಗಬೇಕು, ಎಷ್ಟು ದುಡ್ಡು ಕೊಡಬೇಕು ಅಂತ ಕೇಳಿದ್ರೆ ನಿಮಗೆ ಅರ್ಥ ಆಗಿಲ್ಲ ಅಂತ ಅರ್ಥ. ಏನಾದರೂ ಬೇರೆ ಬೇರೆ ಹುಡುಕ್ತಾನೆ ಅಂದರೆ ನಿಮಗೆ ಅರ್ಥ ಆಗಿ ಓದಬೇಕಯ್ಯ, ಇನ್ನೇನು ಮಾಡಬೇಡ ಸಾಕು ಅಷ್ಟೇ. ಅದಕ್ಕೆ ಜ್ಞಾನ ಅಂತ ಕರೀತಾರೆ. ಓದಿದರೆ ಜ್ಞಾನ ಬರುತ್ತಲ್ಲ, ಅದರಿಂದ ಪಾಸ್ ಆಗ್ತಾರೆ. ಇವತ್ತು ನಮ್ಮ ಲೌಕಿಕದಲ್ಲಿ ಜ್ಞಾನದ ಮಹತ್ವ ಹೇಗೆ ಗೊತ್ತಾಗಿದೆಯೋ ಅಧ್ಯಾತ್ಮದಲ್ಲಿ ಗೊತ್ತಾಗ್ತದೆ. ಜ್ಞಾನ ಬರಬೇಕು, ಜ್ಞಾನ ಬರೋದಕ್ಕೆ ಟೆಕ್ಸ್ಟ್ ಬೇಕು. ಆ ಟೆಕ್ಸ್ಟ್ ವೇದಾದಿಗಳು, ವೇದ ಓದೋ ಹಕ್ಕಿ ಇವರಿಗಿಲ್ಲ, ಏನು ಮಾಡಬೇಕಾಗ? ಅದಕ್ಕೆ ವೇದವ್ಯಾಸ ದೇವರು ಒಂದು ಸಬ್ಸ್ಟ್ಯೂಟ್ ಆಗಿ ಒಂದು ಗ್ರಂಥ ಕೊಟ್ಟರು. ವೇದ ಓದಲಿಕ್ಕೆ ಬರದೇ ಹೋದರೂ ಕೂಡ ಜ್ಞಾನ ಬರಬೇಕು ಅವರಿಗೆ ಅಂತ ಹೇಳಿ ಒಂದು ಗ್ರಂಥ ಬರೋದು. ಅದಕ್ಕೇನೆ ಮಹಾಭಾರತ ಅಂತ ಹೆಸರು ಅಂತ ಹೇಳ್ತಾರೆ. ಮಹಾಭಾರತವನ್ನು ಬರೆದಿದ್ದು ಅದಕ್ಕೋಸ್ಕರ. ಅದನ್ನು ಓದಿದರೆ ಏನಾಗುತ್ತೆ ಗೊತ್ತಾ? ಎಲ್ಲರಿಗೂ ಜ್ಞಾನ ಬಂದು ಜ್ಞಾನದ್ವಾರ ಮೋಕ್ಷೋ ಭವೇತಿ ಕೃಪಾಲು, ಜ್ಞಾನ ಬಂದು ಅವರಿಗೆ ಮೋಕ್ಷನೇ ಸಿಗಬೇಕು ಅಂತ ವೇದವ್ಯಾಸದೇವರು ಬರೆದರು. ಇಷ್ಟೆಲ್ಲ ಒಂದು ಭಾಗ ಐತಿ ಅಂದರೆ ಮಹಾಭಾರತಕ್ಕೂ ಜ್ಞಾನಕ್ಕೂ ಸಂಬಂಧ ಇದೆ. ಮಹಾಭಾರತ ಧರ್ಮಜ್ಞಾನ ಬ್ರಹ್ಮಜ್ಞಾನ ಆಮೇಲೆ ಮೋಕ್ಷಪ್ರಾಪ್ತಿ. ಒಟ್ಟು ನಮಗೆ ಮೋಕ್ಷ ಬೇಕು ಅಂತಾಯಿತು, ಹೆಂಗಸರಿಗೂ ಮೋಕ್ಷ ಬೇಕು ಅಂತಾಯಿತು, ಗಂಡಸರಿಗೂ ಬೇಕು. ಹೆಂಗಸರು ಗಂಡಸರದ್ದು ಪ್ರಶ್ನೆ ಇಲ್ಲ, ಯೋಗ್ಯರಿಗೆಲ್ಲ ಮೋಕ್ಷ ಬೇಕು. ಹುಟ್ಟಿದ ಮೇಲೆ ಯೋಗ್ಯರಿಗೆಲ್ಲ ಮೋಕ್ಷ ಬೇಕು. ಗಂಡಸರಷ್ಟೇ ಯೋಗ್ಯರು ಅಂತ ತಿಳ್ಕೋಬಾರ್ದು. ಗಂಡಸರು ಯೋಗ್ಯರು, ಹೆಂಗಸರು ಯೋಗ್ಯರು. ಅಯೋಗ್ಯರಲ್ಲೂ ಗಂಡಸರು ಯೋಗ್ಯರಿರ್ತಾರೆ, ಹೆಂಗಸರು ಅಯೋಗ್ಯರಿರ್ತಾರೆ. ಯಾರು ಬರೀ ಗಂಡಸರೆಲ್ಲ ಯೋಗ್ಯರು ಅಂತಾನೋ, ಹೆಂಗಸರೆಲ್ಲ ಅಯೋಗ್ಯರು ಅಂತ ಹೇಳಿದರೆ ತಪ್ಪು. ಅದೇ ರೀತಿ ಹೆಂಗಸರೆಲ್ಲ ಯೋಗ್ಯರು, ಗಂಡಸರ ಯೋಗ್ಯರು ಅಂದರೂ ತಪ್ಪೇ. ಜೀವನದ ಎಲ್ಲ ಜನಗಳ ಟೈಪ್ ಜನಗಳು ಇರ್ತಾರೆ. ಆದ್ದರಿಂದ ಇವತ್ತು ಯೋಗ್ಯರಿಗೆಲ್ಲ ಮೋಕ್ಷ ಆಗಬೇಕು. ಅದಕ್ಕೋಸ್ಕರ ಪುರುಷ ಧರ್ಮ ಸ್ತ್ರೀ ಧರ್ಮ ಅಂತ ಎರಡು ಭಾಗ ಮಾಡಿ. ನಮ್ಮ ಜನ ಇದನ್ನು ಒಪ್ಪೋದಿಲ್ಲ. ಇವತ್ತು ಯಾರು ಆಲ್ ಈಕ್ವಲ್ ಅಂತ ಕರೆದು ಬಿಡ್ತಾರೆ, ಈಕ್ವಲ್ ಅಂತ ಕರೀತಾರೆ. ಇವಾಗ ಪ್ರಸಂಗ ಬಂದರೆ ಅವಾಗ ಗಂಡಸರ ಆಯ್ದು ಧರ್ಮ ಕರೀರಿ ಅಂತ ಹೇಳ್ತಾರೆ ತಕ್ಷಣ. ಇವರು ಹೆಂಗಸರು ಕರೀರಿ ಇವ್ರು ಹೇಳ್ತಾರೆ. ಅಡಿಗೆ ಬೇಕು ಹೆಂಗಸರು ಹುಡ್ಕೊಂಡು ಹೋಗ್ತಾನೆ ತಕ್ಷಣ, ಬೇರೆ ಏನಾಗಬೇಕು ಗಂಡಸರು ಬೇಕು ಅಂತ. ಮನುಷ್ಯ ಸ್ವಭಾವ ಅದು. ಆದರೆ ಅವನಿಗೆ ಗೊತ್ತಾಗೋ ಬರೀ ಬಾಯ್ಲ್ ಅಂತಾರಷ್ಟೇ, ಯಾರು ಆಲ್ ಈಕ್ವಲ್ ಅಂತೇಳಿ ಸುಳ್ಳೆ, ಏನು ಅರ್ಥ ಇಲ್ಲ ಅದರೊಳಗೆ. ಅದರಿಂದ ಸಮಾನತೆ ಸಾಧಿಸೋದಕ್ಕೆ ಅರ್ಥ ಇಲ್ಲ, ಅದು ಮೋಸ ಮಾಡಬಹುದೇ ಹೊರತು ಅದರಿಂದ ಸಮಾನತೆ ಬರೋದಿಲ್ಲ. ಇದನ್ನು ಸಮಾನತೆ ಎಲ್ಲಿದೆ? ಅವು ಇಬ್ಬರೂ ಮೋಕ್ಷಕ್ಕೆ ಹೋಗಬೇಕು, ಕರೆಕ್ಟ್, ಅದನ್ನು ಒಪ್ಪೋಣ. ಇಬ್ಬರಿಗೂ ಜ್ಞಾನ ಬೇಕು, ಅದನ್ನು ಒಪ್ಪೋಣ. ಇಬ್ಬರಿಗೂ ಸಾಧನ ಮಾರ್ಗ, ಅದನ್ನು ಒಪ್ಪೋಣ. ಅವೆಲ್ಲ ಕರೆಕ್ಟ್, ಆದರೆ ಡಿಫ್ರೆನ್ಸ್ ಇದೆ ಇಬ್ಬರಿಗೂ ಕೂಡ. ಇಬ್ಬರಿಗೂ ವ್ಯತ್ಯಾಸ ಇದೆ. ಆ ವ್ಯತ್ಯಾಸಕ್ಕೆ ತಕ್ಕಂತೆ ಧರ್ಮಾಚರಣೆಯಲ್ಲಿ ವ್ಯತ್ಯಾಸ ಇದೆ, ನೆನಪಿರಬೇಕು. ಧರ್ಮಾಚರಣೆಯಲ್ಲಿ ವ್ಯತ್ಯಾಸ ಇದೆ. ಪುರುಷರಿಗೆ ವೇದ ಓದಲೇಬೇಕು, ಧರ್ಮ ಇದೆ. ದಿವಸ ಸಂಧ್ಯಾವಂದನೆ ಮಾಡಬೇಕು, ಮೂರು ಸಲ ದೇವಪೂಜೆ ಮಾಡಬೇಕು, ಶಾಸ್ತ್ರಾಧ್ಯಯನ ಮಾಡಬೇಕು, ಸತ್ಯಂ ವದ ಧರ್ಮಂಚರ ಪಾಲನೆ ಮಾಡಿ. ದೊಡ್ಡ ಒಂದು ಸಿಲೆಬಸ್ ಇದೆ ಗಂಡಸರಿಗೆ, ಪಂಚಮಹಾಯಜ್ಞಗಳು ಅಂತಲೇ ಇತ್ತು. ಅವೆಲ್ಲ ಮಾಡಬೇಕು, ಗುರುಕುಲವಾಸವನ್ನು ಮಾಡಬೇಕು, ಯಾವುದನ್ನು ಬಿಡಾಗಿಲ್ಲ. ಇದಿಷ್ಟು ಮಾಡಿದರೆ ಅವರಿಗೆ ಜ್ಞಾನ ಬಂದು ಮುಂದೆ ದೇವರ ಅನುಗ್ರಹ ಮಾಡಿ ಪೂರ್ಣ ಭಕ್ತಿ ಕೊಟ್ಟು ಮೋಕ್ಷ ಕೊಡ್ತಾನೆ. ಇದು ಸಿದ್ಧಾಂತ. ಸೊ ಹೆಂಗಸರಿಗೂ ಹಾಗೇ ಇದೆ. ಆಗ ನಮಗೆ ಕೆಲವೆಲ್ಲ ಪ್ರಶ್ನೆ ಬರುತ್ತೆ, ಹೆಂಗಸರಿಗೆ ಏನಿದೆ ಇದರೊಳಗೆ? ಸಂಧ್ಯಾವನ್ಯೋ ಇಲ್ಲ, ದೇವ್ರ ಪೂಜೆ ಇಲ್ಲ, ಅಂದರೆ ನಮಗೇನೂ ಇಲ್ಲ. ಹಾಗೆ ತಿಳ್ಕೊಂಡ್ಬಿಟ್ರಪ್ಪ ನೀವು, ಎಲ್ಲ ಇಲ್ಲ, ನಮಗೇನು ಇಲ್ಲೇ ಇಲ್ಲ ಅಂತ ತಿಳ್ಕೊಂಡ್ರಪ್ಪ ನೀವು. ಬಿಡಲಿಲ್ಲ, ಮಾಡಬಾರ್ದೆಲ್ಲ ಇದೆ ಅಂತ ಶುರು ಮಾಡಕ್ಕೆ ಕೊಡ್ರಿ. ಕೆಲವರು ನಮಗೆ ಸಂಧ್ಯಾವನ್ ಇಲ್ಲ ಅಂತಂದ್ರೆ ಆ ಟೈಮ್ನಲ್ಲಿ ಟಿ ವಿ ನೋಡ್ಬೋದು, ಸಂಧ್ಯಾ ಪೂಜೆಯಲ್ಲಿ ಆ ಟಿ ಪೂಜೆ ಮಾಡಿ ಟಿ ವಿ ನೋಡ್ತೇವೆ, ನಮಗೆ ಅಂತ ಹೇಳಿಲ್ವಲ್ಲ. ಈ ಥರ ಭಾರಿ ಬಂದ್ಬಿಡ್ತು, ತಪ್ಪದು. ಉದ್ಧಾರಕ್ಕೆ ಇಬ್ಬರಿಗೂ ಹಾದಿ ಇದೆ. ಇದನ್ನು ಅರ್ಥ ಮಾಡಿಕೊಂಡು ಸ್ತ್ರೀ ಧರ್ಮಗಳು ಈಗ ಯೋಚನೆ ಮಾಡಬೇಕು. ಒಟ್ಟು ಅರ್ಥ ಏನಾದ್ರೆ ಸ್ತ್ರೀ ಧರ್ಮದಿಂದ ಎಂಥದನ್ನು ಅನುಷ್ಠಾನ ಮಾಡಿದ ಸ್ತ್ರೀಯರು ಸುಖವಾಗಿರ್ತಾರೆ ಫಸ್ಟ್, ಆಮೇಲೆ ಮುಂದುವರಿತಾರೆ, ಆಮೇಲೆ ಪರಲೋಕದಲ್ಲಿ ಸುಖವಾಗಿರ್ತಾರೆ, ಕೊನೆ ಮೋಕ್ಷಕ್ಕೆ ಹೋಗ್ತಾರೆ. ಇದು ಒಟ್ಟು ಧರ್ಮದ ಅನುಷ್ಠಾನದ ಮುಖ್ಯ ಉದ್ದೇಶ. ಹಾಗಿದ್ದರೆ ಹೆಂಗಸರಿಗೆ ಧರ್ಮಗಳು ಯಾವುದು? ಇದು ಮೊದಲನೇ ಪ್ರಶ್ನೆ. ಅದರಲ್ಲಿ ಹೆಂಗಸರಿಗೆ ಮೊದಲು ಕನ್ಯಾವಸ್ಥೆ ಅಂತ ಒಂದಿದೆ, ಇನ್ನು ಮದುವೆ ಆಗದಿದ್ದಂಥ ಅವಸ್ಥೆ ಅದು. ಆಮೇಲೆ ವಿವಾಹಿತಳಾಗ್ತಾಳೆ, ಅದು ಎರಡನೇ ಅವಸ್ಥೆ. ಗೃಹಿಣಿ ಆಗ್ತಾಳೆ, ಕನ್ಯಾ ಆಮೇಲೆ ಗೃಹಿಣಿ, ಎರಡನೇ ಹಂತ. ಮುಂದಿನ ಜೀವನದಲ್ಲಿ ಎರಡು ಭಾಗ ಬರಬಹುದು. ಯಾರೇ ಜೀವನದಲ್ಲಿ ಇಬ್ಬರು ಕೂಡ ಗಂಡ ಹೆಂಡತಿ ಒಟ್ಟಿಗೆ ಸಾಯೋ ಚಾನ್ಸ್ ಇಲ್ಲ. ಎಲ್ಲೋ ವೆರಿ ಒನ್ ಇನ್ ತೌಸಂಡು, ಒನ್ ಇನ್ 10,000 ಆ ರೀತಿ ಆಗ್ಬೋದು ಅಷ್ಟೇ. ಸೊ ಇಲ್ಲ ವಿಧುರನ ಆಗ್ತಾಳೆ, ವಿಧವೆ ಆಗ್ತಾಳೆ, ಎಲ್ಲ ಆಗಲೇಬೇಕು. ಅವರಿಗೊಂದು ಧರ್ಮ ಇತ್ತು, ವಿಧುರನಿಗೆ ಒಂದು ಧರ್ಮ ಇದೆ, ವಿಧವೆಗೆ ಒಂದು ಧರ್ಮ ಇದೆ. ಈ ಮೂರು ಹಂತದಲ್ಲಿ ಧರ್ಮಾಚರಣೆ ಯೋಚನೆ ಮಾಡಬೇಕು. ಆದ್ದರಿಂದ ಕನ್ಯೆಯರಿಗೆ ಏನು ಧರ್ಮಗಳುಂಟು, ಗೃಹಿಣಿಯರಿಗೆ ಏನು ಧರ್ಮ ಉಂಟು, ವಿಧವೆಯರಿಗೆ ಏನು ಧರ್ಮ ಉಂಟು, ಈ ಅರ್ಥ ಮಾಡಿಕೊಂಡ್ರೆ ಎಲ್ಲ ಕಾಲದಲ್ಲೂ ಸುಖವಾಗಿ ಬದುಕಲಿಕ್ಕೆ ಸಾಧ್ಯ. ಒಟ್ಟು ಧರ್ಮಾಚರಣೆಯಿಂದ ಆಗಬೇಕಾದದ್ದು ಒಂದು ನಮಗೆ ಇಷ್ಟೆಲ್ಲ ನೋಡಿದ್ದೇವೆ. ಮತ್ತು ಇನ್ನೊಬ್ಬರು ನಾವು ಗೈಡೆನ್ಸ್ ಕೂಡ ಆಗಿರಬೇಕು ಜೊತೆಗೆ. ಇನ್ನೊಬ್ಬರು ಕೂಡ ಅದನ್ನು ನೋಡಿ ತಾವು ಉದ್ಧಾರ ಆಗೋ ರೀತಿಯಲ್ಲಿ ನಾವು ಬದುಕಬೇಕು. ನಮ್ಮ ಜೀವನವೇದರೆ ಲೈಕ್ ಇಟ್ ಆರ್ ನಾಟ್, ಉಳಿದವ್ರು ವಾಚ್ ಮಾಡೇ ಮಾಡ್ತಾರೆ. ಸಮಾಜ ವಾಚ್ ಮಾಡುತ್ತೋ ಬಿಡುತ್ತೋ, ಮಕ್ಕಳಂತೂ ವಾಚ್ ಮಾಡ್ತಾರೆ, ತಂದೆ ತಾಯಿಗಳನ್ನ ಅವರಂತೂ ವಾಚ್ ಮಾಡೇ ಮಾಡ್ತಾರೆ. ಅದರಿಂದ ಪ್ರಭಾವಿತರಾಗೇ ಆಗ್ತಾರೆ. ಇವರಲ್ಲಿ ಏನಾದರೂ ಕೂಡ ಧರ್ಮ ಅದು ಇಲ್ಲ ಅಂದರೆ ಅವ್ರು ನ್ಯಾಚುರಲಿ ಧರ್ಮ ಬರೋ ಚಾನ್ಸೇ ಇಲ್ಲ. ಇನ್ನು ಮಕ್ಕಳು ನೋಡಿ ಕಲಿಯೋದು ಜಾಸ್ತಿ ನೆನಪಿರಬೇಕು, ಮಕ್ಕಳು ಕಲಿಯೋದು ಫಸ್ಟ್ ನೋಡಿನೇ, ಕೇಳಿ ಬರೋದು ಆಮೇಲೆ. ಇದು ವಿಡಿಯೋ ಅಟ್ರ್ಯಾಕ್ಟ್ ಮಾಡಿದಾಗೆ ಆಡಿಯೋ ಅಟ್ರ್ಯಾಕ್ಟ್ ಮಾಡೋದಿಲ್ಲ. ಈವನ್ ಚೆನ್ನಾಗಿ ಓದೋರು ಕೂಡ ಕಷ್ಟ, ವಿಡಿಯೋಗೆ ಇಂಪ್ರೆಸ್ ಆಗೋ ರೀತಿಯಲ್ಲಿ ಆಡಿಯೋಗೋದು ಕಷ್ಟ. ಬುದ್ಧಿ ಜಾಸ್ತಿ ಉಪಯೋಗಿಸ್ಬೇಕು ಆಡಿಯೋಗೆ. ವಿಡಿಯೋಗೆ ಸ್ವಲ್ಪ ಕಡಿಮೆ ಇದ್ದರೆ ಸಾಕು, ಕೆಲವೊಮ್ಮೆ ಇಲ್ಲದೆ ಹೋದರೂ ಸಾಕು, ಆಗಿರುತ್ತೆ ಕೆಲಸ. ಆದ್ದರಿಂದ ನಮಗೆ ತಂದೆ ತಾಯಿಗಂಡು ವಾಚ್ ಮಾಡ್ತಾರೆ ಮಕ್ಕಳಾದ್ರಿಂದ ನಮಗೆ ಎಷ್ಟೋ ಸತಿ ಭಾರಿ ಕೋಪ ಬರುತ್ತೆ, ಜಗಳ ಆಡಬೇಕು ಅನಿಸುತ್ತೆ. ಯಾರು ಮಕ್ಕಳು ನೋಡ್ತಾ ಇರ್ತಾರೆ, ಓ ಕಂಟ್ರೋಲ್ ಮಾಡ್ತಾನೆ, ನಾಳೆ ಅವನು ಹಾಗೆ ಮಾಡಿಬಿಡ್ತಾನೆ, ಇಟ್ಕೊಂಡು ಆಮೇಲೆ ಹೇಗೆ ಆಮೇಲೆ ಮಾತಾಡಿ ಬೇಡ ಅಂತ ಬಿಟ್ಟುಬಿಡ್ತಾನೆ. ಇದು ಕಾಮನ್ ಸೆನ್ಸ್ ಇದೆ. ಯಾಕಂದರೆ ಮಕ್ಕಳ ಮೇಲೆ ಒಂದು ಇದಿದೆ, ನಮ್ಮ ಮೆಸೇಜ್ ಕಮ್ಯುನಿಕೇಟ್ ಮಾಡಬೇಕಾಗಿದೆ. ಧರ್ಮಾನುಷ್ಠಾನ ಮುಂದಿನ ಒಂದು ಪೀಳಿಗೆ ಉಳಿಸ್ಬೇಕು, ನಾವು ಮುಂದಿನ ಪೀಳಿಗೆ ಉಳಿಸ್ಬೇಕು. ಈ ರೀತಿ ಜವಾಬ್ದಾರಿಯಿಂದ ಯೋಚನೆ ಮಾಡಿದರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಕನ್ಯೆಯರು ಏನು ಮಾಡಬೇಕು ಫಸ್ಟ್, ಲೌಕಿಕದ ವಿಷಯ ಬಿಟ್ಟುಬಿಡೋಣ, ಅದು ಹೇಳದೆ ಮಾಡ್ತಿರ್ತಾರೆ, ಆದ್ದರಿಂದ ಹೇಳಬೇಕಾಗಿಲ್ಲ. ಲೌಕಿಕದ ಬಗ್ಗೆ ಓದಿ ಏನು ಹೇಳಬೇಕಾದ ಕಾರಣನೇ ಇಲ್ಲ. ಅದು ಬಿಡಿ ಅಂತ ಹೇಳಿದ್ರೆ ಆಶ್ಚರ್ಯ ಪಡ್ತಾರೆ ಹೊರತು ಓದೋದು ವೆರಿ ಕಾಮನ್ ಆಗಿ ಅದು ಬೇಡ. ಆದರೆ ಕನ್ಯಾವಸ್ಥೆಯಲ್ಲಿ ಕಾಣೋದು ಚಿಕ್ಕ ಮಕ್ಕಳಿದ್ದಾರೆ, ಕನ್ಯಾವಸ್ಥೆಯಲ್ಲಿ ಅನೇಕ ಸ್ಟೇಜ್ಗಳು. ಹಿಂದಿನ ಕಾಲಕ್ಕೆ ಕನ್ಯಾವಸ್ಥೆ ಅಂದರೆ ಒಂದೇ ಸ್ಟೇಜ್ ಅಷ್ಟೇ, ಅಪ್ ಟು 8 ಇಯರ್ಸ್ ಅಂತ ಅಷ್ಟೇ ಇತ್ತು. 8 ಇಯರ್ಸ್ ಕನ್ಯಾ ಸ್ಟೇಜ್ ಹೊರಟೋಯ್ತು, ಈಗ ಅಲ್ಲಿ 20, 25, 30 ಬರ್ತಿರೋದ್ರಿಂದ ಎಲ್ಲ ಸೇರಿಸಬೇಕಾಗುತ್ತೆ. ನಾವು ಅದನ್ನು ಸೇರಿಸ್ಬೇಕು ಈಗಿನ ಕಾಲಕ್ಕೆ ತಕ್ಕಂತೆ. ಅದೇನು ಮಾಡಾಗಿಲ್ಲ, ಎಲ್ಲರೂ ಅದನ್ನು ಫಾಲೋ ಮಾಡ್ತಿದ್ದಾಗ ಅದನ್ನು ಬಿಟ್ಟರೆ ಆಡೋಕೆ ಕಾಣ್ತೀವಿ, ಪ್ರಯೋಜನ ಇಲ್ಲ. ಅದನ್ನು ಅಕ್ಸೆಪ್ಟ್ ಮಾಡಬೇಕು ಇವತ್ತಿನ ದಿವಸ. ರಿಯಾಲಿಟಿ ಅದು, ರಿಯಾಲಿಟಿ 20 ವರ್ಷದ ಕನ್ಯೆ ಅಂದರೆ ಇವತ್ತು ಹಿಂದಿನ ಕಾಲಕ್ಕೆ ಕನ್ಯೆ ಅಲ್ಲ ಅಂತ ಕರಿತಿದ್ರು ಆಗಿನ ಕಾಲಕ್ಕೆ, ಟೂ ಲೇಟ್ ಅದು. ಇವತ್ತು ಅದೆಲ್ಲ ಕಾಮನ್ ಆಗಿರೋದ್ರಿಂದ ಅದನ್ನು ಯೋಚನೆ ಮಾಡಿ ಬಿಡೋಕ್ಕೆ ಬರೋದಿಲ್ಲ ಅದನ್ನೆಲ್ಲ ಕೂಡ. ಶಾಸ್ತ್ರದ ಪ್ರಕಾರ 8 ಇಯರ್ಸ್ ಅದು ಕರೆಕ್ಟೇ, ಬಟ್ ಫಾಲೋ ಮಾಡ್ತಾ ಇಲ್ಲ ನಾವೇ, ಒಬ್ಬಿಬ್ಬರಲ್ಲ, ತುಂಬ ಜನ ಫಾಲೋ ಮಾಡ್ತಾ ಇಲ್ಲ. ಅದು ಮಾಡೋ ತಪ್ಪು ಅಂತ ಸರ್ಕಾರ ಘೋಷಣೆ ಮಾಡಿದೆ, ಅದು ಬೇರೆ. ಜೊತೆಗೆ ಮಾಡಿದ ಸರ್ಕಾರಕ್ಕೆ ಅದು ಏನೆಷ್ಟು ಅದರೂ ಮಾಡಾಗಿಲ್ಲ. ಸರ್ಕಾರ ನಿಯಮ ಮಾಡಿದ ಮೇಲೆ ಅದು ತಪ್ಪಾಗಿದ್ದರೂ ಕೂಡ ಜವಾಬ್ದಾರ ಅವರಾಗ್ತಾರೆ, ನಾವು ಜವಾಬ್ದಾರರಾಗೋದಿಲ್ಲ. ಆದ್ದರಿಂದ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸೊ ಬಿಫೋರ್ ಮ್ಯಾರೇಜ್ ಅಂತ ಅಷ್ಟೇ ಇಟ್ಕೊಂಡ್ಬಿಟ್ರೆ ಎಲ್ಲಿಂದ ಶುರುವಾಗುತ್ತೆ? ತಿಳುವಳಿಕೆ ಇಲ್ಲದೇ ಇರೋ ಹಂತ ಒಂದಿದೆ ಫಸ್ಟ್. 5 ವರ್ಷ 6 ವರ್ಷದಲ್ಲಿ ಏನೂ ಗೊತ್ತಾಗೋದಿಲ್ಲ, ನಿಧಾನವಾಗಿ ಸ್ವಲ್ಪ ತಿಳುವಳಿಕೆ ಬರುತ್ತೆ. ಆಮೇಲೆ 16 ಹೊತ್ತಿಗೆ ಒಂದು ಯೌವನ ಬರೋ ಹೊತ್ತಿಗೆ ಕೂಡ ಒಂದು ಹಂತ ಇದೆ, ಅನಂತರ ಮದುವೆ ಆಗೋರಿಗೆ ಒಂದು ಹಂತ ಇದೆ. 3 ಗ್ಯಾಪ್ಗಳಿದೆ. ಒಟ್ಟು ನಮಗೆ 3 ಇತ್ತು, ಕನ್ಯಾ ಗೃಹಿಣಿ ವಿಧರೆ ವಿಧವೆ ಅಥವಾ ವಿಧರ ಒಂದಿತ್ತು, ಈಗ ಹಾಗಲ್ಲ. ಇದರಲ್ಲೇ 3 ಅವಸ್ಥೆ ಆಯಿತು ಫಸ್ಟ್, ಶೈಶವ, ಆಮೇಲೆ ಕೌಮಾರ, ಆಮೇಲೆ ಗೃಹಿಣಿ. ಈ ಹಂತದಲ್ಲಿ ಬರ್ತಾರೆ. ಚಿಕ್ಕ ಮಕ್ಕಳನ್ನು ಎಲ್ಲಿ ಬೆಳೆಸ್ಬೋದು ಯೋಚನೆ ಮಾಡಿ. ಚಿಕ್ಕ ಮಕ್ಕಳಿಗೆಲ್ಲ ಒಂದು ತಾಯಂದಿರ ಜವಾಬ್ದಾರಿ ಧರ್ಮಾಚರಣೆಯಲ್ಲಿ ತುಂಬ ದೊಡ್ಡದು ಅನ್ನೋದಕ್ಕೆ ಒಂದು ಮಾತು ಸಾಕ್ಷಿ. ಈ ಮಾತೃಭಾಷೆ ಅಂತ ಕರೀತಾರೆ, ಇದರಲ್ಲಿ ತುಂಬ ಅರ್ಥ ಇದೆ ಮಾತೃಭಾಷೆ ಅಂತ ಹೇಳೋದ್ರೊಳಗೆ. ಇದಕ್ಕೆ ಸಾಮಾನ್ಯವಾದ ಅರ್ಥ ಏನಂತ ತಿಳ್ಕೊಂಡಿದ್ದೆ ನಾವೀಗ. ಮನೆಯಲ್ಲಿ ಮೊದಲು ಮಾತು ಬರೋದು ಮಗುವಿಗೆ ತಾಯಿ ಆಡೋ ಮಾತನ್ನು ಕೇಳಿ ಬರುತ್ತೆ. ಯಾಕೆಂದರೆ ಹೆಚ್ಚು ಕ್ಲೋಸ್ ಇರೋದು ಮಗು ಯಾವಾಗಲೂ ತಾಯಿ ಜೊತೆಗೆ, ತಂದೆ ಜೊತೆಗೆ ಅಷ್ಟಿರೋದಿಲ್ಲ. ತಾಯಿ ಜೊತೆಗೇನು ಹೆಚ್ಚು ಕ್ಲೋಸ್ ಇರೋದು, ಉಳಿದವರಿಗೆ ಕಂಪೇರ್ ಮಾಡಿದರೆ ತಂದೆ ನೆಕ್ಸ್ಟು. ಆದರೆ ತಾಯಿ ಹೆಚ್ಚಿರ್ತಾನೆ, ಆದ್ದರಿಂದ ತಾಯಿಯ ಮಾತುಕತೆಗಳೆಲ್ಲ ಬರಲಿಕ್ಕೆ ಶುರುವಾಗುತ್ತೆ. ಆದ್ದರಿಂದ ತಾಯಿ ಮಕ್ಕಳನ್ನ ಎಜುಕೇಟ್ ಮಾಡಬೇಕಾದ್ರೆ ಹೇಗೆ ಶುರು ಮಾಡಬೇಕು? ಇನ್ನೂ ಶಾಸ್ತ್ರ ಹೇಳುತ್ತೆ, ಅನೇಕರಿಗೆ ಅರ್ಥ ಆಗುತ್ತೆ. ಚಿಕ್ಕ ಮಗು ಸಾಮಾನ್ಯವಾಗಿ ತನ್ನ ತಾಯಿನ ಗುರುತಿಡಿಯುತ್ತೆ ಬೇಗ, ತಾಯಿ ಧ್ವನಿ ಬೇಗ ಗುರುತಿಡಿಯುತ್ತೆ ಉಳಿದವ್ರ ಧ್ವನಿಗಿಂತ. ಹುಟ್ಟಿರೋ ಸುಮ್ಮನೆ ಬಿದ್ದುಬಿಟ್ಟು 6 ಜನ ಮಾತಾಡಿಸಿಬಿಟ್ರೆ ಅದರಲ್ಲಿ ತಾಯಿ ಮಗು ಧ್ವನಿ ಮಾತಾಡಕ್ಕೆ ಆ ಕಡೆ ನೋಡುತ್ತೆ ಮಗು. ಯಾತಕ್ಕೆ ಭಾಳ ಜನ ಗೊತ್ತಿಲ್ಲ, ಅದು ಭಾಗವತ ಓದ್ದವರಿಗೆ ಅರ್ಥ ಆಗುತ್ತೆ. ಗರ್ಭದಲ್ಲಿದ್ದಾಗಲೇ ಅತಿ ಹೆಚ್ಚಿರೋ ತಾಯಿ ಜೊತೆ ಇರೋದು ಮಗು, ಮತ್ತೆ ಗರ್ಭದಲ್ಲಿದ್ದಾಗಲೂ ಕೂಡ. ಸೊ ತಾಯಿ ಮಾತೆಲ್ಲ ಕೇಳಿಸ್ತಾ ಇರುತ್ತೆ, ಅದರಿಂದಾಗಿ ಅದು ಅಫಿಮಿಲಿಯಾರಿಟಿ ಬಂದಿರುತ್ತೆ ಆಗಲೇ. ಸೊ ಯಾವಾಗಲೂ ಕೇಳಿದ ಮಾತು ಕೇಳಿದ ತಕ್ಷಣ ಗುರುತಿಡಿತೇವೆ ನಾವು, ಓ ಅವ್ರ ಧ್ವನಿ ಇದ್ದಾಗಿದೆ ಅಂತ ಹೇಳ್ತೇವೆ. ಅನ್ನೋಯಿಂಗ್ಲಿ ಮಗುವಿಗೆ ಬಂದಿರುತ್ತೆ ಆ ಮಾತು, ಅನ್ನೋಯಿಂಗ್ಲಿ ತಾಯಿಯ ಮಾತಿಗೆ. ತಾಯಿ ಬಯೋಭ್ಯಾಸ ಮಾಡ್ಕೊಂಡು ಮಗು ಬಯೋಭ್ಯಾಸ ಮಾಡಿ ಹುಟ್ಟಿರ್ ನಿಧಾನವಾಗಿ ಆ ಕಲ್ಸ ಶುರುವಾಗುತ್ತೆ. ಈಗ ಬಯೋದಕ್ಕೆ ಕಳಿಸ್ಕೊಂಡಿರುತ್ತಲ್ಲ ಯಾವಾಗಲೂ ತಲೆಯೊಳಗೆ. ತಾಯಿ ಏನಾದರೂ ಗರ್ಭಿಣಿಯಾದವಳು ಭಾಗವತ ಕೇಳಿದರೆ, ಹರಿಕಥಾಮೃತ ಸಾರ ಕೇಳಿದರೆ, ಆ ಸಂಸ್ಕಾರ ತಲೆಯಲ್ಲಿ ಕೂತಿರುತ್ತೆ, ರೆಕಗ್ನೈಸ್ ಮಾಡುತ್ತೆ ಮಗು ಆಗಲೇ. ಅದು ಯಾರು ಹರಿಕಥಾಮೃತ ಸಾರ ಹೇಳ್ತಿದ್ರೆ ರೆಕಗ್ನೈಸ್ ಮಾಡುತ್ತೆ, ಯಾಕೆ ಗರ್ಭದಲ್ಲಿ ಕೇಳಿದ್ದೆ ಆಗಲೇ. ಅದು ಒಂದು ಪ್ರಹ್ಲಾದಂತವ್ರು ಭಾರಿ ಗ್ರೇಟ್ ಅವರು. ಸೊ ವರ್ಬ್ಯಾಟಮ್ ಹೇಳೋ ಶಕ್ತಿ ಅವರಿಗಿತ್ತು, ಇವರಿಗೆ ಅಷ್ಟು ಗೊತ್ತಾಗೋದಿಲ್ಲ, ಅನ್ನೋಯಿಂಗ್ಲಿ ಸ್ವಲ್ಪ ಗೊತ್ತಾಗುತ್ತೆ. ಆದ್ದರಿಂದ ಗರ್ಭಿಣಿ ಸ್ತ್ರೀ ಧರ್ಮ ಶುರುವಾಗಬೇಕು. ಗರ್ಭಿಣಿ ಸ್ತ್ರೀಯರು ಭಾಳ ಹುಷಾರಾಗಿ ಮೊದಲು ಮಾಡಬೇಕಾದ್ದು, ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಹುಟ್ಟೋ ಮಗುವಿನ ಮೇಲೆ ಪರಿಣಾಮ ಬೀರೋದ್ರಿಂದ ಒಳ್ಳೆ ವಾತಾವರಣದಲ್ಲಿ ಬೆಳೆಸಬೇಕು ಫಸ್ಟ್ ಮಗುವನ್ನು. ಯಾವುದೇ ರೀತಿಯಲ್ಲಿ ಒಂದು ಪವಿತ್ರ ಪರಿಸರ, ದೇವಸ್ಥಾನ ಇತ್ಯಾದಿಗಳಲ್ಲಿ ಇರೋದು ಒಂದು ಭಾಗ, ತೀರ್ಥಕ್ಷೇತ್ರ ಇತ್ಯಾದಿಗಳಲ್ಲಿ ಆದಷ್ಟು ಪುಣ್ಯಕ್ಷೇತ್ರದಲ್ಲಿ ಇರಬೇಕು, ಮತ್ತು ಪುಣ್ಯವಂತರ ಮಧ್ಯೆ ಇರಬೇಕು. ಆಗ ಅದು ವಶಿಷ್ಠರ ಕಥೆಯಲ್ಲಿ ಹೇಳ್ತಾರೆ, ಮಧ್ಯೆ ಮಧ್ಯೆ ಕಥೆ ಯಾಕೆ ಹೇಳ್ತಾರೆ, ಪ್ರಾಕ್ಟಿಕಲಿ ನಡೆದಿದ್ದಂತ ಹೇಳೋದಕ್ಕೋಸ್ಕರ. ವಶಿಷ್ಠರ ಕಥೆ ಕೇಳಿರ್ತೇವೆ. ವಶಿಷ್ಠ ಗೋತ್ರ ಬಹಳ ಪ್ರಸಿದ್ಧ ಗೋತ್ರಗಳಲ್ಲಿ ಒಂದು. ಬ್ರಹ್ಮದೇವರ ಮಕ್ಕಳು, ಅವರಿಗೆ 100 ಜನ ಗಂಡು ಮಕ್ಕಳಿದ್ದರು. ವಿಶ್ವಾಮಿತ್ರರು ಅವರಿಗೂ ಯಾವುದೋ ಕಾರಣಕ್ಕೊಂದು ಜಗಳ ಬಂತು, ಆ ಕಾರಣ ಈಗ ಬೇಡ. ವಿಶ್ವಾಮಿತ್ರರಿಗೆ ಆ ಕೋಪದಿಂದ ಏನು ಮಾಡಿದ್ರಂತೆ, ಇವರು ಎಲ್ಲ ಮಕ್ಕಳನ್ನು ಕೊಲ್ತೇನೆ ತೀರ್ಮಾನ ಮಾಡಿಬಿಟ್ರು. ವಶಿಷ್ಠರಿಗೆ 100 ಮಕ್ಕಳಿದ್ದರು, ಎಲ್ಲರನ್ನೂ ಕೊಂದು ಹಾಕಿಬಿಟ್ರು. 100 ಮಕ್ಕಳನ್ನು ಕೊಂದಾಗ ವಶಿಷ್ಠರು ಒಂದು ದೊಡ್ಡ ಗುಣ ಅಂದರೆ ಯಾರ ಮೇಲೆ ಕೋಪನೇ ಮಾಡ್ಕೊತಿದ್ದಿಲ್ಲ ಅವರು. ವಿಶ್ವಾಮಿತ್ರವೇನೂ ಕೋಪ ಮಾಡಿಕೊಳ್ಳಿಲ್ಲ. ವಿಶ್ವಾಮಿತ್ರಿಗೆ ಅದು ಬೇಕಾಗಿತ್ತು, ಕೋಪ ಮಾಡಿಕೊಂಡ್ರೆ ಬ್ರಹ್ಮ ಋಷಿ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಅವರು ಟೆಸ್ಟ್ ಮಾಡಿದರು, ಗೆದ್ದು ಬಿಟ್ರು ಅವ್ರು, ಕೋಪ ಮಾಡಿಕೊಳ್ಳೇ ಇಲ್ಲ. ಆದರೆ ಬಹಳಷ್ಟು ಬೇಸರ ಆಯಿತು ಅವ್ರಿಗೆ, ನಾನಿನ್ನು ಬದುಕೇನು ಪ್ರಯೋಜನ, ನಾನು ಮುಂದೆ ನನಗಿರೋ ಜ್ಞಾನನ ಮುಂದುವರ್ಸಕ್ಕೆ ಒಂದು ವ್ಯವಸ್ಥೆ ಆಗಬೇಕಾಗಿತ್ತು. ಮಗ ಮೊಮ್ಮಗ ಹೀಗೆ ಬೆಳಿಬೇಕು ಜ್ಞಾನ, ಮಕ್ಕಳೆಲ್ಲ ಹೊರಟೋದ್ರು, ಇನ್ನು ಬಂದು ಮೊಮ್ಮಕ್ಕಳು ಚಾನ್ಸೇ ಇಲ್ಲ. ಸೊ ನನ್ನ ಜ್ಞಾನ ನನ್ನದೇ ತಂದಿದ್ದೆ ಮುಗ್ದಾಗಾಯ್ತು. ಈಗಾಗಲೇ ನಮಗೆ ಜ್ಞಾನ ಮುಗಿದ್ರೆ ಅರ್ಥ ಆಗಲ್ಲ, ಈ ಸ್ಕೂಟ್ರು ಕಾರ್ ಮುಗಿದ್ರೆ ಅರ್ಥ ಆಗಿಬಿಡುತ್ತೆ. ಮುಂದೆ ಯಾರೂ ಇಲ್ಲೇ ಇಲ್ಲ, ಪಾಪ ಮನೆಗತಿಯೇನು, ಸ್ಕೂಟ್ರಿಗೆ ಆ ಥರ ಯೋಚನೆ ಮಾಡ್ಕೊಡ್ತೀವಿ ನಾವು. ಜ್ಞಾನದ ಗತಿಯನ್ನು ಯೋಚನೆ ಮಾಡೋದಿಲ್ಲ ಫಸ್ಟ್. ಈ ಜ್ಞಾನ ಟ್ರಾನ್ಸ್ ಮುಂದೆ ಹೋಗ್ಬೇಕು, ಟ್ರಾನ್ಸ್ಮಿಟ್ ಆಗಬೇಕಲ್ಲ, ಏನು ಮಾಡಬೇಕು ಈಗ? ತುಂಬ ಯೋಚನೆ ಮಾಡಿ ಇನ್ನು ಸಾಯಬೇಕು ಅಂತ ತೀರ್ಮಾನ ಮಾಡ್ತೀವಿ. ಈಗ ಪರ್ಪಸ್ ಸರ್ವ್ ಆಗೋದಿಲ್ಲ, ಯಾಕೆ ಸಾಯಬೇಕು, ಯಾಕೆ ಬದುಕಬೇಕು ನಾವೀಗ? ಈ ಆದರ್ಶ ನಮಗೆ ಅರ್ಥ ಆಗೋದಿಲ್ಲ ಇವತ್ತಿನ ದಿವಸ. ಇವತ್ತು ತಾನು ಕುಡಿ ಬದುಕು ಎಂಜಾಯ್ ಮಾಡೋ ಆ ಥರ ಆಗಿಬಿಟ್ಟಿದ್ದಾನೆ ಮನುಷ್ಯನಿಗೆ, ಅದೆಲ್ಲ ಗೊತ್ತೇ ಇಲ್ಲ. ಸಂಸ್ಕಾರವನ್ನು ಮುಂದಿನ ಪೀಳಿಗೆ ತಲುಪಿಸ್ಬೇಕು ನಾವು. ಅದಕ್ಕಾಗಿ ಅವರು ಏನು ಮಾಡಿದ್ರಂತೆ, ಪಾಪ ಸಾಯ್ಲಕ್ಕೆ ಅಂತಲೇ ಹೊರಟು, ಎಷ್ಟು ಪ್ರಯತ್ನ ಪಟ್ಟರು ಸಾಯ್ಲಕ್ಕಾಗಲೇ ಇಲ್ಲ ಅವರಿಗೆ. ನಮಗೆ ಬದುಕಲಿಕ್ಕಾಗೋದಿಲ್ಲ, ನಾವು ಕಾಯ್ಕೊಂಡ್ರೆ ಅವ್ರು ಸಾಯ್ಲಕ್ಕಾಗೋದಿಲ್ಲ ಅಂತ ಸ್ಥಿತಿ ಇತ್ತು. ಇದರ ಅರ್ಥ ಧರ್ಮಾನುಷ್ಠಾನ ಮಾಡಿದವ್ರು ಸಾಯೋದು ಕಷ್ಟ ಅಂತ ಅರ್ಥ. ಧರ್ಮಾನುಷ್ಠಾನ ಮಾಡಿದವ್ರು ಸಾಯೋದು ಕಷ್ಟ, ಅವ್ರು ಏನು ಮಾಡೋಕ್ಕೋದ್ರೂ ಬದುಕ್ತಾ ಇದ್ರು, ಸುಖವಾಗಿ ಬದುಕ್ತಾ ಇದ್ರು. ಇದು ಮೆರಕಲ್ಲ. ಕೊನೆಗೆ ಅವ್ರು ಏನು ಹೇಗೆ ಸಾಯಲಿ ಅಂತ ಯೋಚನೆ ಮಾಡ್ತಾ ಹೋಗ್ತಾ ಇದ್ರು ಪಾಪ. ಆಗ ವೇದ ಘೋಷ ಕೇಳಿಸ್ತು, ವೇದ ಘೋಷ ಕೇಳಿಸ ಆಶ್ಚರ್ಯ ಆಯ್ತು ಅವ್ರಿಗೆ. ಯಾರು ಮಕ್ಕಳಿಲ್ಲ, ಮೊಮ್ಮಕ್ಕಳಿಲ್ಲ, ಹೆಸರೇ ಇಲ್ಲ, ಯಾರು ವೇದ ಹೇಳ್ತಿದ್ದಾರೆ ಅಂತ ನೋಡಿದರೆ ಹಿಂದೆ ಸೊಸೆ ಬರ್ತಾ ಇದ್ದಾಳೆ. ಹಿಂದೆ ಸೊಸೆ ಹಿರಿಯ ಮಗ ಶಕ್ತಿ ಅಂತ ಹೆಸರು, ಶಕ್ತಿರ ಕೊದ್ದಾಕಿದ್ದಾರೆ ವಿಶ್ವಾಮಿತ್ರರು. ಸೊಸೆ ಬದುಕಿದ್ದಾಳೆ, ಅವಳು ಗರ್ಭಿಣಿ, ಅವಳ ಗರ್ಭದಿಂದ ವೇದ ಘೋಷ ಕೇಳಿಸ್ತಾ ಇತ್ತು. ಆಶ್ಚರ್ಯ ಆಗೋಯ್ತು ಅವ್ರಿಗೆ. ಹೌದಾ, ಏನಮ್ಮ ಇನ್ನೊಮ್ಮೆ ಹೇಳು ಅಂತ ಕೇಳಿದರೆ, ಗರ್ಭದಲ್ಲಿ ಇದು ಕೂಸು ವೇದ ಮಂತ್ರ ಹೇಳ್ತಾ ಇತ್ತು. ಅರ್ಥ ಆಯ್ತು ಪರಿಸರ ಎಷ್ಟು ಎಫೆಕ್ಟ್ ಕ್ರಿಯೇಟ್ ಮಾಡುತ್ತೆ. ಅರ್ಥ ಆಯ್ತಲ್ಲ, ಈಗ ಬರೀ ಇದಲ್ಲ, ವೇದ ಘೋಷ ಹೇಳ್ಬೇಕಾದ್ರೆ ಕೂಡಿಸ್ಕೊಂಡು ಪಾಠ ಹೇಳಿದರೆ ಬರೋದು ಕಷ್ಟ ಅಂಥದ್ದು ಬಂತು. ಒಂದು ಆಶ್ರಮದಲ್ಲಿ ಓಡಾಡಿದ್ಲಲ್ಲ, ವೇದ ಮಂತ್ರ ಬಾಯಿಪಾಠ ಆಗಿಬಿಟ್ಟಿದೆ, ಅದಕ್ಕೆ ಹೇಳ್ತಾ ಇದೆ. ಹಾಗಂದ್ರೆ ಇನ್ಯಾಕೆ ಸಾಯಿಲೆ, ನಾನು ಸಾಯ್ದಿಲ್ಲ ಅಂದ್ಕೊಂಡ್ಬಿಡ್ತಾರೆ. ಯಾಕೆ ಪರ್ಪಸ್ ಸರ್ವ್ ಆಯ್ತಲ್ಲ, ಸೊಸೆ ಗರ್ಭಿಣಿ ಮಗು ಬರುತ್ತೆ, ವೇದ ಇಲ್ಲೇ ಕಲ್ತುಬಿಟ್ಟಿದೆ ಈಗಾಗಲೇ. ಆ ಹುಟ್ಟಿದ ಬಗ್ಗೆ ಪರಾಶರ ಅಂತ ಹೆಸರಾಯ್ತು, ಕೂಸಿಗೆ ಪರಾಶರ ಅಂತಾರೆ. ಅವ್ರು ಮಾಡಿದ ತಪಸ್ಸಿಗೆ ಮೆಚ್ಚಿ ವೇದವ್ಯಾಸದೇವರು ಮಗನಾಗಿ ಅವತಾರ ಮಾಡ್ತಾರೆ. ಇಡೀ ಜಗತ್ತಿಗೆ ಜ್ಞಾನಭಂಡಾರ ಕೊಟ್ಟಂಥ ರೂಪ ವೇದವ್ಯಾಸರು. ಈ ಕಥೆ ಅರ್ಥ ಮಾಡಿಕೊಂಡ್ರೆ ಬದುಕಿಗೆ ಅರ್ಥ ಬರೋದು ಯಾವಾಗ ಅಂದರೆ ಮುಂದಿನ ಪೀಳಿಗೆ ಟ್ರಾನ್ಸ್ಮಿಟ್ ಆಗಬೇಕು. ಸೊ ಗರ್ಭದಲ್ಲೇ ಕೆಲಸ ಶುರುವಾಗುತ್ತೆ. ಇದನ್ನು ಒಂದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಹತ್ತಿಪ್ಪತ್ತು ಜನ ಕೂತಿರ್ಬೋದು ನೀವು. ಇದನ್ನು ಅರ್ಥ ಮಾಡಿ ಎಷ್ಟು ಸಮಾಜಕ್ಕೆ ಉಪಯೋಗ ಆಗುತ್ತೆ ಯೋಚನೆ ಮಾಡಬೇಕು. ಆ ಒಬ್ಬ ಶಕ್ತಿ ಮುಗಿಮಿಯ ಗರ್ಭ ಉಳ್ಕೊಂಡಿದ್ದಕ್ಕೆ ಜಗತ್ತಿಗೆ ಜ್ಞಾನ ಕೊಡ್ತಕ್ಕಂಥ ವ್ಯವಸ್ಥೆ ಬಂತು. ಅದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಬೇಕು. ತಮ್ಮ ಜೀವನದಲ್ಲಿ ತಮ್ಮ ಸುಖ ಎಲ್ಲ ಇತ್ತು, ಅದೇನು ಬೇಡ ಅಂತ ಹೇಳಲ್ಲ ಶಾಸ್ತ್ರ. ಇಷ್ಟಪಟ್ಟಾಗಿರೋದೇನು ತಪ್ಪಲ್ಲ, ಆದ್ರೆ ಧರ್ಮದ ಪರಿಧಿ ಮೀರಬಾರ್ದು. ಧರ್ಮದ ಪರಿಧಿ ಮೀರೋದ್ರ ತಪ್ಪಲ್ಲ. ಜೋಕ್ಸ್ ಮಾಡ್ತಾನೆ ಮನುಷ್ಯನ ತಪ್ಪು ಅಂತ ಕರೆಯೋದಿಲ್ಲ, ಅಷ್ಟೇಲ್ವಾದ್ರೂ ಬೈತಾರೆ, ಛೇ ಏನ್ರಿ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ಜೋಕ್ಸ್ ಏನು ತಪ್ಪಲ್ಲ, ಅದು ಮೇನ್ ಆಗಬಾರ್ದು. ಮತ್ತು ಕೆಟ್ಟದಾಗಬಾರ್ದು, ಇನ್ನೊಬ್ಬರಿಗೆ ಹಲ್ಟ್ ಆಗಬಾರ್ದು, ಮೂರ್ನಾಲ್ಕು ಕಾರಣ ಇರುತ್ತೆ. ಆ ರೀತಿಯಲ್ಲಿ ಸುಖ ಪಡೋದಾರೆ ಏನೂ ತಪ್ಪಲ್ಲ. ಆದರೆ ನಾವು ಏನು ಮಾಡ್ತಿದ್ದೇವೆ ಸುಖ ಗೊತ್ತಾ ಇವತ್ತು? ಮಕ್ಕಳೇ ಬೇಡ ಅಂತ ಸುಖ ಕೆಲವರಿಗೆ, ಮಕ್ಕಳೇ ಬೇಡ. ಮತ್ತು ಮಕ್ಕಳು ಇದ್ದ ಮೇಲೆ ಅದು ಹೇಗಿದ್ದರೆ ಏನಂತೆ, ನಾವು ಆಫೀಸ್ ಕೆಲಸ ಬಿಟ್ಟುಬಿಟ್ರೆ ಭಾಳ ಪಜೀತಿ ಆಗುತ್ತೆ, ಎಷ್ಟೊಂದು ಇನ್ಕಮ್ ಕಡಿಮೆ ಆಗಿಬಿಡುತ್ತೆ. ಆದ್ದರಿಂದಾಗಿ ಆಫೀಸ್ ಕೆಲಸಕ್ಕೆ ಹೋಗ್ತೇವೆ, ಯಾರನ್ನೂ ತರ್ತಾರೆ ಬೆಳೆಸಿಬಿಡ್ತಾರೆ. ಈಗ ಅರ್ಥ ಮಾಡಿಕೊಳ್ಳಿ, ತಾಯಿ ಜೊತೆ ಬೆಳೆದು ತಾಯಿ ಸಂಸ್ಕಾರ ಬಂತು, ದಾದಿ ಜೊತೆ ಬೆಳೆಯುತ್ತೆ ದಾದಿ ಸಂಸ್ಕಾರ ಬರುತ್ತೆ ಅಷ್ಟೇ. ಮತ್ತು ನೂರಾರು ಜನಕ್ಕೆ ಬಂದಿರೋದು ಹಾಗೇನೆ, ಹೆಸರಿಗೇನೋ ಆಗಿರ್ತಾರೆ, ನಿಜವಾಗಲೂ ಅವರಿಗೆ ಬ್ರಾಹ್ಮಣ ಸಂಸ್ಕಾರ ಇರೋದಿಲ್ಲ. ಕಾರಣ ಏನಂದರೆ ಬೆಳೆಯ ಪರಿಸರನೇ ಆಗಿರುತ್ತೆ. ದಾದಿ ಅವರೇನು ಇವ್ರು ತಾಯಿಗೆ ಇಲ್ಲದ ಮಾಮತಿ ಅವ್ರಿಗೆ ಯಾಕೆ ಬರುತ್ತೆ? ಈ ಮಧ್ಯೆ ಆಫೀಸ್ಗೆ ಹೋದ ತಕ್ಷಣಕ್ಕೆ ಅವ್ರಿಗೆ ಅದಕ್ಕೆ ಕೇಳಿರ್ತೀರಿ ಎಲ್ಲರೂ ಕೂಡ, ಅವ್ರು ಇಂಜೆಕ್ಷನ್ ಕೊಟ್ಟು ಮಲಿಸಿಬಿಡ್ತಾರಂತಷ್ಟೇ. ಬರೋವರಿಗೆ ತಾವು ಸಿನಿಮಾ ನೋಡಿ ಟಿ ವಿ ನೋಡ್ಕೋತಿರ್ಬೋದು, ಆರಾಮಾಗಿ ಕೂತಿರ್ಬೋದು, ಮಗು ಮಧ್ಯೆ ಮಧ್ಯೆ ಹೇಳೋದು ಗಿಡೋದೆಲ್ಲ ಯಾತಕ್ಕೆ ಅಂತೇಳಿ ಮಾಡ್ತಾರೆ. ಆ ಮಗು ಏನಾಗುತ್ತೆ? ಡಲ್ ಆಗುತ್ತೆ ಫಸ್ಟ್. ಮೊದಲೇ ತಾಯಿ ದೂರ ಹೋಗಿರೋದಕ್ಕೆ ಮೆಂಟಲಿ ಆಗಲೇ ಅದು ರಿಟೈರ್ಡ್ ಆಗಿರುತ್ತೆ. ಇದೆಲ್ಲ ಸೇರಿ ಏನಾಗುತ್ತೆ, ಪೂರ್ತಿ ಡಲ್ ಆಗಿಬಿಟ್ಟು ಅದು ಕೊನೆಗೆ ಅದೇನಾಗಿ ಎಕ್ಸಿಬಿಟ್ ಆಗಬೇಕಾದ್ರೆ ಅದು ಪ್ರೊಟೆಸ್ಟ್ ಹೊರಬಲ್ಲ ಶುರುವಾಗಿ ಅವ್ರು ಗೂಂಡಾ ಟೈಪ್ ಆಗಿಬಿಡ್ತಾರೆ. ಆಮೇಲೆ ತಾಯಿ ಬಿಟ್ಟ ಮಗು ದಾದಿ ಕೆಡದ ಅಂತ ಫಸ್ಟ್ ಕೇಸ್ ಕಂಸ. ಅವನು ಬೆಳೆದ ದಾದಿ ಹತ್ರನೇ, ಅವನು ಏನಾದಂತ ಗೊತ್ತಲ್ಲ. ಇಡೀ ಕಂಸ ಅಂದರೆ ಜಗತ್ತಿಗೆ ಮಹಾಪಾಪಿಯಾಗಿ ಹುಟ್ಟಿ ಬಂದ. ಈ ಕಂಸನ ಕಥೆ ಕೇಳಿದವರು ಮಕ್ಕಳನ್ನು ಎಂದೂ ದಾದಿಯರ ಕೈಯಲ್ಲಿ ಬಿಡಬಾರದು ಅಂತ ತಿಳ್ಕೊಂಬಿಟ್ರೆ ಸಾಕು. ಇದು ಫಸ್ಟ್. ಅದು ಮತ್ತೆ ಯಾರ ಹತ್ರ ಬಿಡಬೇಕು ಅಂದರೆ ತಾಯಿ ತನ್ನ ಹತ್ರ ಇಟ್ಕೋಬೇಕು ಫಸ್ಟ್, ತನ್ನ ಹತ್ರ ಇಟ್ಕೋಬೇಕು ಹೊರತು ಬೇರೆ ದಾರಿ ಇಲ್ಲ. ಆ ಸ್ಕೂಲಿಗೆ ಸೇರಿಸೋ ವಯಸ್ಸು ಕೂಡ ಅಲ್ಲ, ಅದರಿಂದಾಗಿಯೇ ಫಸ್ಟ್ ತಾಯಿ ಇಟ್ಟುಕೊಂಡು ಒಳ್ಳೆಯ ಸಂಸ್ಕಾರ ಬರುತ್ತೆ ಅಂತ ಹೇಳಬೇಕು. ಭಾಗವತದ ಕಥೆ ಹೇಳಿ ತಿಳಿಯುತ್ತಾ ಅಂದರೆ ಗರ್ಭದಲ್ಲಿದ್ದಾಗ ತಿಳಿಬೇಕಾದ್ರೆ ಇಲ್ಲಿ ತಿಳಿಯೋದಿಲ್ವಾ? ಖಂಡಿತ ಮಕ್ಕಳಿಗೆ ಗ್ರಾಸ್ಪಿ ದೇವರು ವಿಶೇಷವಾಗಿ ಸಾಮರ್ಥ್ಯ ಕೊಟ್ಟಿರ್ತಾರೆ. ಅಂತ ಮಕ್ಕಳಿಗೆ ಬಲುಬೇಗ ತಿಳಿಯೋ ಸಾಮರ್ಥ್ಯ ಇರುತ್ತೆ, ಬಲುಬೇಗ ಹೇಳೋದು ಬಂದುಬಿಡುತ್ತೆ ಅವರಿಗೆ. ಆ ರೀತಿಯ ತಾಯಿಯಿಂದ ಮಕ್ಕಳನ್ನು ತಯಾರು ಮಾಡಿಬಿಟ್ರೆ ನಿಜವಾಗಲೂ ಮನೆಗೊಂದು ಒಳ್ಳೆಯದು, ದೇಶಕ್ಕೆ ಒಳ್ಳೆಯದು, ತನಗೊಳ್ಳೆಯದು, ಅದಕ್ಕೊಳ್ಳೆಯದು. ಬಿಟ್ಟರೆ ಅಷ್ಟು ಜನಕ್ಕೂ ಕೆಟ್ಟದ್ದಾಗುತ್ತೆ. ಇವತ್ತು ಲ್ಯಾಬ್ಸ್ ಇರೋದು ಅಲ್ಲಿ 100ಕ್ಕೆ 99 ಪಾಲು ಜನ ತಮ್ಮ ಫ್ಯಾಮಿಲಿ ಡಾಕ್ಟರ್ ರೆಗ್ಯುಲರ್ ಚೆಕಪ್ ಮಾಡ್ತಿರ್ತಾರೆ, ಗರ್ಭಿಣಿಯರನ್ನ ರೆಗ್ಯುಲರ್ ಚೆಕಪ್ ಮಾಡಿಸ್ತಾರೆ, ಅವ್ರು ಹೇಳಿದಾಗೆಲ್ಲ ಹೋಗ್ತಾರೆ, ಕ್ಯೂ ನಿಂತು ತೋರಿಸ್ಬಿಡ್ತಾರೆ. ಫಿಸಿಕಲ್ ಚೆಕಪ್ ಅಷ್ಟೇ, ಅದು ಮೆಂಟಲ್ ಚೆಕಪ್ ಇಲ್ಲೇ ಇಲ್ಲ. ಮಗುವಿಗೆ ಮೆಂಟಲಿ ಏನು ಕೊಡ್ತಿದ್ದೆ ನಾವು ಯೋಚನೆ ಮಾಡೋದೇ ಇಲ್ಲ, ಅದಕ್ಕೆ ಯೋಚನೆ ಮಾಡಬೇಕು. ಸರಿಯಾಗಿ ಭಾಗವತ ಪುರಾಣ ಹೇಳಿಸ್ಬೇಕು. ಈಗಂತೂ ತುಂಬ ಸೌಕರ್ಯಗಳಿದೆ, ಸಿಡಿಗಳಿದೆ, ಅದು ಇದೆ, ಮನೆಯಲ್ಲೇ ಹೇಳ್ಬೋದು, ತುಂಬ ಅನುಕೂಲ ಇರೋದು. ಅದು ಹಾಕ್ತಾ ಇರಿ, ಆ ಮಗು ಹೇಗೆ ರೆಸ್ಪಾಂಡ್ ಮಾಡುತ್ತೆ ನೋಡ್ತಾ ಇರಿ, ನಿಧಾನವಾಗಿ ರೆಸ್ಪಾಂಡ್ ಮಾಡುತ್ತೆ. ಆ ಮೂಲಕ ಒಳ್ಳೆ ಸುಸಂಸ್ಕೃತವಾದ ಮಗು ಹುಟ್ಟುತ್ತೆ, ಚಿಕ್ಕ ವಯಸ್ಸಿನಲ್ಲಿ ಕೇಳುತ್ತೆ, ಅದು ಒಂದು ಅಕ್ಷರ ಗೊತ್ತಿರೋದಿಲ್ಲ, ಬಾಯಿಪಾಠ ಮಾಡುತ್ತೆ. ಇಲ್ಲೇ ನಾ ಎಷ್ಟೋ ಸತ್ತು ಹೇಳಿದ್ದೆ, ನಿಮಗೆಲ್ಲ ಗೊತ್ತೇ ಇದೆ. 6 ವರ್ಷದ ಹುಡುಗಿ ಈಗ ದೊಡ್ಡವಳಾಗಿದ್ದಾಳೆ, ಇಡೀ ಹರಿಕಥಾಭಿಸಾರ ಬಾಯಲ್ಲಿ ಹೇಳ್ತಿದ್ರು ಅಂದರೆ ಜಸ್ಟ್ ಇಮ್ಯಾಜಿನ್. ಮಕ್ಕಳಿಗೆ ಎಷ್ಟು ಕೆಪಾಸಿಟಿ ಇದೆ, ಓದಕ್ಕೆ ಬರಲ್ಲ, ಬರಲಿಕ್ಕೆ ಬರೋದು, ಸ್ಕೂಲಿಗೆ ಸೇರಿಸಿಲ್ಲ. ಯಾಕೆ ಬಂದು ಕೇಳಿ ಕೇಳಿ ಬಂದಿದ್ದದು. ಮಕ್ಕಳು ತೊಟ್ಲ ಹಾಡು ಹೇಳ್ತೀವಿ, ತೊಟ್ಲ ಹಾಡು ಹೊರಟೋಯ್ತು, ಎಲ್ಲ ಯಾವುದೂ ಇಲ್ಲೇ ಇಲ್ಲ. ಈಗ ತೊಟ್ಲ ಹೇಳಿದ್ರೆ ತಾಯಿ ಮರ್ತಾರೆ, ಜಾಪಿಸ್ತಿರ್ತಾರೆ ಮಕ್ಕಳು ಅದನ್ನು, ಮುಂದಿನ ವೇಳೆ ಹಾರಿಸ್ಬಿಟ್ಟು ಜಂಪ್ ಮಾಡಿದೆ ನೋಡಿ ಹೇಳು ಅಂತ ಹೇಳ್ತಾರೆ, ಅಷ್ಟರ ಮಟ್ಟಿಗೆ ಗ್ರಾಸ್ಪ್ ಇರೋದು. ಆ ರೀತಿ ಮಕ್ಕಳು ತಯಾರಾದರೆ ಇದು ಎಕ್ಸಸೈಸ್ ಇದ್ದಾಗ, ಫಿಸಿಕಲ್ ಎಕ್ಸಸೈಸ್ ಮಾಡಿದ ಹಾಗೆ ನಮಗೆ ಸ್ಟ್ರೆಂತ್ ಬರುತ್ತಲ್ಲ, ಮೆಂಟಲ್ ಸ್ಟ್ರೆಂತ್ ಬರುತ್ತೆ. ಆ ವಾಕ್ಯ ಬರಿಬಹುದು ನಿಮಗೆ, ಆ ಎಕ್ಸ್ಪೀರಿಯೆನ್ಸ್ ಬರೆಯೋದಿಲ್ಲ, ಆ ಸ್ಟ್ರೆಂತ್ ಬರೆಯೋದು ಬಹಳ ಬುದ್ಧಿವಂತ ಮಗುವಾಗುತ್ತೆ ಮುಂದೆ, ಏನು ಹೇಳಿದ್ರು ತಿಳ್ಕೊಳ್ಳೋ ಸಾಮರ್ಥ್ಯ ಬರುತ್ತೆ. ಇದನ್ನು ಯೋಚನೆ ಮಾಡಿದರೆ ಒಳ್ಳೆ, ಅದಕ್ಕೆ ಭಗವಂತ ಗೀತೆಯಲ್ಲಿ ಹೇಳುತ್ತಾನೆ, ಒಳ್ಳೆ ಮನಸ್ಸಿನಲ್ಲಿ ಹುಟ್ಟಬೇಕಾದ್ರೆ ಹುಟ್ಟೋನು ಪುಣ್ಯ ಮಾಡಿರಬೇಕು, ಬೆಳೆಸೋನು ಪುಣ್ಯ ಮಾಡಿರಬೇಕು. ಶ್ರುತಿ ನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿಜಾಯಿತು. ಇಂಥ ಒಳ್ಳೆ ಪರಿಸರ, ಆ ಭಕ್ತಿ ಅನೇಕ ರೇನ್ ತಿಳ್ಕೊಂಡ್ಬಿಟ್ರು, ಶ್ರೀಮಂತರ ಮಕ್ಕಳಾಗಿ ಹುಟ್ಟೋ ಪುಣ್ಯ ಅಂತ ತಿಳ್ಕೊಂಡ್ಬಿಟ್ರೆ ಅಷ್ಟೇ. ಈ ಶ್ರೀಮಂತರ ಮಕ್ಕಳಲ್ಲ, ಸುಸಂಸ್ಕೃತ ಮಕ್ಕಳು ಅಂತ ಅರ್ಥ. ಶ್ರೀಮಂತರು ಅಂತ ಹೇಳಿದರೆ ಜ್ಞಾನಿಗಳು, ಸಾತ್ವಿಕ ಸಂಪತ್ತನ್ನು ಹೊಂದಿದವರು. ಅಂಥವ್ರ ಮನೆಯಲ್ಲಿ ಹುಟ್ಟಬೇಕಾದ್ರೆ ಮಗು ಎಷ್ಟು ಪುಣ್ಯ ಮಾಡಿರಬೇಕು, ಇಂಥ ಸಂಸ್ಕಾರ ಸಿಗುತ್ತೆ ಅವ್ರಿಗೆ. ಗರ್ಭದಲ್ಲಿ ಯಾವ ಸಿಗುತ್ತೆ, ಬೆಳಿಬೇಕಾದ್ರೆ ಸಿಗುತ್ತೆ, 5-6 ವರ್ಷ ಆಯಿತು ಇನ್ನೂ ಸಿಗುತ್ತೆ, ಮನೆಯಲ್ಲಿ ಉತ್ಸವಗಳಾಗ್ತಾ ಎಲ್ಲ ಒಳ್ಳೆಯವರು ಶುರುವಾಗುತ್ತೆ. ವರಮಹರ್ಷಿ ಹಬ್ಬ ಬಂತು, ಅನಂತ ವ್ರತ ಬಂತು, ಏಕಾದಶಿ ವ್ರತ ಬಂತು, ಗಮನಿಸಿ ನೀವು ಬೇಕಾದರೆ. ಒಳ್ಳೆ ಸಂಪ್ರದಾಯಸ್ಥರ ಮನೆಯಲ್ಲಿ ಹುಟ್ಟಿ ಏಕಾದಶಿ ಮಾಡ್ತಕ್ಕಂಥ ಜನರ ಮಧ್ಯೆ ಮಗು ಇದ್ದರೆ ಅದಕ್ಕಾಗಲೇ ಬೇಸ ಆಗ್ಬಿಟ್ಟು, ಎಲ್ಲರೂ ತಿರೋದಿಲ್ಲ, ನನಗೂ ಬೇಡ ಅಂತ ಶುರು ಮಾಡುತ್ತೆ ಆಗಲೇ. ನನಗೂ ಬೇಡ, ಈ ಕಾನ್ಸೆಪ್ಟ್ ಸಹಜವಾಗಿ ಬರುತ್ತೆ. ಅಂದಮೇಲೆ ಧರ್ಮ ಎಷ್ಟು ಸುಲಭ, ಆಗ ಎಲ್ಲೋ 40-50 ವರ್ಷ ಆಗಿ ಎಲ್ಲೋ ಉಪನ್ಯಾಸ ತೀರ್ಕೆಯಲ್ಲಿ ಮಾಡೋದು ಹೇಗಿರುತ್ತೆ, ಸಹಜವಾಗಿ ಮಾಡೋದು ಹೇಗಿರುತ್ತೆ. ಅವನು ಎಷ್ಟು ಆಸ್ತಿ ಕಳ್ಕೊಂಡ್ಬಿಟ್ಟಾಗುತ್ತೆ ಅವನು ಯೋಚನೆ ಮಾಡಿ. ಆ ದೃಷ್ಟಿಯಿಂದ ಒಂದು ಹಂತ ಆಯಿತು, ಇವತ್ತು ಎಲ್ಲ ಮಿಸ್ ಆಗಿದೆ. ವರ್ಮ ಲಕ್ಷ್ಮಿ ಇಲ್ಲ, ಅನಂತ ವ್ರತ ಇಲ್ಲ, ಹಿಂದೆ ಪಾಪ ಸ್ವಲ್ಪ ಇತ್ತು. ಅದು ಒಂದು ಗಂಡಸರ ಆಫೀಸ್ಗೆ ಹೋದಾಗಲೂ ಕೂಡ ಇರ್ತಿತ್ತು, ಯಾಕೆ 10-5 ಒಂದು ಆಫೀಸ್, ಒಂದು ಸ್ಟ್ಯಾಂಡರ್ಡ್ ಕೆಲವು ಫ್ಯಾಕ್ಟ್ರೀಸ್ ಬಿಟ್ಟುಬಿಟ್ರೆ ಉಳಿದವರಿಗೆಲ್ಲ ಒಂದು ಸ್ಟ್ಯಾಂಡರ್ಡ್ ಆಫೀಸ್ ಅವರಿಸ್ತಿತ್ತು, 10-5 ಅಷ್ಟೇ. ಬೆಳಿಗ್ಗೆ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಿದ್ರು, ಸಾಯಂಕಾಲ ಮತ್ತೆ ಬರ್ತಿದ್ರು, ಎಲ್ಲ ಸರಿ ನಡೀತಿತ್ತು. ಈ ವರ್ಕಿಂಗ್ ಅವರ್ಸೇ ಇಲ್ಲ, ಅಥವಾ ಎಲ್ಲ ವರ್ಕಿಂಗ್ ಅವರ್ಸೇ. ಬೆಳಿಗ್ಗೆ 6 ರಾತ್ರಿ 12 ಇನ್ನು ಶಿಫ್ಟ್ಗಳು ಲೆಕ್ಕ ಹಾಕಿದ್ರೆ ಅವ್ರು ಮನೇಲಿ ಇರೋದೇ ಚಾನ್ಸಸ್ ಇಲ್ಲ. ಸೊ ಗಂಡಸ್ರಿಗೆ ಮೊದಲೇ ಪ್ರಾಬ್ಲಮ್. ಇನ್ನು ಹೆಂಗಸರು ತುಂಬ ಜನ ಕೆಲಸಕ್ಕೆ ಹೋಗಿ ಶುರುವಾಯಿತು, ಹೊರತು ಎಲ್ಲರೂ ಹೋಗ್ತಿರಲಿಲ್ಲ. ಈಗ ಅವರಿಗಂತೂ ಫುಲ್ ಅವೈಲಬಿಲಿಟಿ ಇರ್ತಿತ್ತು, ಈಗ ಅವರೂ ಇರೋದಿಲ್ಲ. ಮತ್ತು ಅವ್ರದ್ದು ಇಂಥ ಕೆಲಸ ಸೇಮ್ ಕೆಲಸ, ಗಂಡಸರಿಂದ ವ್ಯತ್ಯಾಸ ಈ ಮಟ್ಟಿಗೆ ವ್ಯತ್ಯಾಸನೇ ಇಲ್ಲ. ಅದರಿಂದಾಗಿಯೇ ಅವರಿಗೂ ನಾಳೆ ಅನಂತ ವ್ರತ ಆದಿ ಅನ್ನೋದು ಕೇಳೋ ಪ್ರಸಂಗ ಬರುತ್ತೆ. ಪಾಪ ಪರಮಾನಕ್ಷಿ ಯಾರಾಕಿ ಅಂತ ಕೇಳೋ ಪ್ರಸಂಗ ಬರ್ಬೋದು. ಅವ್ರೇನು ಗೊತ್ತೇ ಇಲ್ಲ, ಮನೇಲಿ ಇದ್ರೆ ತಾನೆ ಗಡಿಬಿಡಿಯೋ ಗಡಿಬಿಡಿ. ಬಂದ ಕಾಲಕ್ಕೆ ಅವರು ಆಫ್ ಆಗಿಬಿಟ್ಟಿರ್ತಾರೆ, ಸಿಕ್ಕಾಬಟ್ಟೆ ಕಷ್ಟಪಟ್ಟಿರ್ತಾರೆ ಆಫೀಸ್ನೊಳಗೆ, ಅವ್ರ ಮೈಂಡ್ ಆಫ್ ಇರುತ್ತೆ, ಏನೇ ಹೂ ಅಂತಿರ್ತಾರೆ ಅಷ್ಟೇ ಹೊರತು ಅರ್ಥನೇ ಆಗೋದಿಲ್ಲ. ಇತ್ತು ಯಾವುದೋ ಒಂದು ಮಾತಾಡೋಕ್ಕೆ ಯಾರು ಕೇಳಿದಾಗ ಹೇಳಿದ್ರು, ಮಾತಾಡಿಸ್ಬೇಡಿ ಸರ್, ಅವ್ರನ್ನ ಕೆಲಸದಿಂದ ಬಂದಿದ್ದಾರೆ, ಇವಾಗ ಹುಚ್ಚಿದ್ದಾಗಿರ್ತಾರೆ, ಮಾತಾಡಿಸ್ಬೇಡಿ, ಹುಚ್ಚರಿದ್ದಾಗ ಹೇಳ್ತಾರೆ. ಅವ್ರು ಏನು ಮಾಡಿದ್ರು ಹೂ ಅಂತ ಸಾಕಾಗ್ಬಿಟ್ಟಿರುತ್ತೆ, ದುಡ್ಡು ಬಾಡಿರ್ತಾರೆ, ಸಿಕ್ಕಾಬಿಟ್ಟು ಸ್ಟೇನ್ ಆಗಿರುತ್ತೆ ಅಂತಾರೆ. ಸಿಟ್ಟು ಕೋಪ ಮಾಡ್ಕೋತಾರೆ ಅಷ್ಟೇ, ಏನು ಉಪಯೋಗ ಬರೋದಿಲ್ಲ. ಯೋಚನೆ ಮಾಡಿ, ನಮ್ಮ ದೇಹನ ದೇವ್ರು ಹೇಗೆ ಡಿಸೈನ್ ಮಾಡಿದ್ದಾನೆ ಗೊತ್ತಾ, ಅದ್ರದ್ದು ಇಷ್ಟು ರೆಸ್ಟ್ ಬೇಕು ಅಂದರೆ ಡಿಸೈನ್ ಆಗಿದೆ. ಅದು ಕಂಟಿನ್ಯೂಸ್ ಆಗಿ ವೆಹಿಕಲ್ ಓಡಿಸಿದ್ರೇ ಅದು ಸಾಲಿದ್ರು ಹೀಟ್ ಆಗಿಬಿಟ್ಟಿರುತ್ತಾಗಲಿ, ಸ್ವಲ್ಪ ರೆಸ್ಟ್ ಕೊಡಬೇಕಾಗಿದೆ. ನಾವು ಏಕ ಪ್ರಕಾರ ಇದು ಕೆಲಸ ಮಾಡಿದ್ರೆ ಗತಿ ಏನಾಗಬೇಕು. ಹಿಂದೆ ಆಫೀಸ್ನಲ್ಲಿ ಅನುಕೂಲ ಇತ್ತು, ನಮ್ಮ ಗೌರ್ಮೆಂಟ್ ಆಫೀಸ್ಗಳು ಹೆಚ್ಚಲ್ಲ, ಕೆಲಸನೇ ಮಾಡ್ತಿರಲಿಲ್ಲ, ಅದೊಂದು ಬೇರೆ ಇತ್ತು, ಅನುಕೂಲ ಇರ್ತಿತ್ತು. ಪಾಪ ಯಾವಾಗಲೂ ಬರ್ಬೋದು, ಯಾವ ಹೇಳೋದು ಆ ತೀಹಾಲ ಐಟಿಯಲ್ಲಿ ಹುಚ್ಚಾಬಟ್ಟಿ ಕೆಲಸ ಮಾಡಬೇಕು ಅವ್ರು, ಗೊತ್ತಾಯ್ತಾ ನಿಮಗೆ? ಈಗಂತೂ ಎಷ್ಟು ಅಡ್ವಾನ್ಸ್ ಮಾಡಿದ್ದಾರೆ ಅಂತ ಗೊತ್ತಾ, ನಿಮ್ಮನ್ನು ವಾಚ್ ಮಾಡಿದ ಎವ್ರಿ ಟೈಮ್ ವಾಚ್ ಮಾಡ್ತಾ ಇರ್ತಾರೆ. ಅವ್ರು ಕೆಲಸ ಮಾಡಿ ಸುಮ್ಮನೆ ಕೂತಿದ್ದಾನೋ, ಅದು ರೆಕಾರ್ಡ್ ಆಗ್ತಿರುತ್ತಂತೆ, ನೆನಪಿರ್ಬೇಕು, ರೆಕಾರ್ಡ್ ಆಗ್ತಿರುತ್ತೆ. ಇವಾಗ ECG ಮಾಡಿದಾಗ ಈಚ್ ಆ್ಯಂಡ್ ಎವ್ರಿ ರೆಕಾರ್ಡ್ ಆದಾಗ ಅವ್ನು ಏನು ಮಾಡಿದ್ರೆ ರೆಕಾರ್ಡ್ ಆಗಿರುತ್ತೆ. ಅವ್ನು ವರ್ಕ್ ಮಾಡಿಕ್ಕೆ ಹೋದ ಅದಕ್ಕೆ ಸಂಬಳ ಕಟ್, ಕತೆ ಮುಗಿತೀವಿ ಅಂತ ಆಗಿ ಅರ್ಥ ಆಯ್ತಾ? ಅದಕ್ಕೆ ಏನು ಮಾಡ್ತಾರೆ ಇವರು, ಆ ರೀತಿ ಆಗಬಾರ್ದು ಅಂತೇಳಿ ಶುಕ್ತಿ ಓವರ್ ವರ್ಕ್ ಮಾಡ್ತಾರೆ, ಮಾಡೋದೇ ಆಗ್ತದೆ ದುಡ್ಡಿಗೋಸ್ಕರ. ಒಂದು ದಿವಸಕ್ಕೆ ಲಕ್ಷ ದಿವಸರಾಗೋದಾದರೆ ದೇವರೇ ಅಷ್ಟು ಕೊಟ್ಬಿಡ್ತಾ ಇತ್ತು, ನಮಗೆ ನೆಸ್ಸಿಟಿ ಇಲ್ಲ. ಒಂದೇ ದಿವಸ ತಿನ್ನೋಷ್ಟು ನಮಗೆ ಹೇಗೆ ದೇವ್ರು ದೊಡ್ಡ ಹೊಟ್ಟೆ ಕೊಟ್ಟಿಲ್ವೋ ಅಷ್ಟು ನೆಸ್ಸಿಟಿ ಇಲ್ಲ. ನಾವು 30 ವರ್ಷಕ್ಕೆಲ್ಲ ಸಂಪಾದನೆ ಮಾಡಿಬಿಡೋಣ, ಕೂಡಿಟ್ಬಿಡೋಣ ಬ್ಯಾಂಕ್ನಲ್ಲಿ, ಜೀವನ ಮಾಡೋಣ, ಇವೆಲ್ಲ ಕಥೆಗಳು ಉಪಯೋಗ ಇಲ್ಲ. ಅದರಿಂದ ಅಷ್ಟು ಓವರ್ ವರ್ಕ್ ಮಾಡಿ ನೀವು ಇಟ್ಟರೆ ಏನು ಸಾಧನೆ ಮಾಡ್ತೀರಾ ಆಮೇಲೆ? ಏನು ಪ್ರಯೋಜನ ಇಲ್ಲ. ಹಿಂದೆ ಆಗಿದ್ದ ಸರ್ವಿಸ್ ಆಯಿತು, ಪ್ರಮೋಷನ್ನು, ರಿಟೈರ್ಮೆಂಟು, ಪೆನ್ಷನ್, ಒಂದು ವ್ಯವಸ್ಥೆ ಇತ್ತು, ಏನಿಲ್ಲ. ಆಮೇಲೆ ಏನಾಗ್ತಾರೆ, ಆ ದುಡಿದ್ರೊಂಡ್ರು 100 ರೋಗಗಳು ಬೇರೆ, ಮಾನಸಿಕವಾಗಿ ತುಂಬ ಡಿಸ್ಟರ್ಬ್ ಆಗಿರ್ತಾರೆ. ರೈತರ ಆತ್ಮಹತ್ಯೆ ಹೇಗೆ ಕೇಳ್ತೇವೋ ಇಂಥವ್ರ ಆತ್ಮಹತ್ಯೆಯೂ ಕೇಳ್ತೇವೆ. ಅವ್ರಿಗೇನು ಮನಸ್ಸಿನಲ್ಲಿ ಏನು ಇರೋದೇ ಇಲ್ಲ, ಯೋಚನೆ ಮಾಡೋ ಚಿಂತನೆ ಶಕ್ತಿನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಬಾರ್ದು, ಅದರಿಂದ ಅಲ್ಲಿ ಲಿಮಿಟ್ ಮಾಡಬೇಕು. ಫಸ್ಟ್ ಕೆಲಸ ಸೇರಬೇಡಿ ಅಂತಲ್ಲ, ಕೆಲಸ ಮಾಡಬೇಡಿ ಅಂತಲ್ಲ, ಓವರ್ ಆಗಬಾರ್ದು. ಅದನ್ನ ಅರ್ಥ ಮಾಡಿಕೊಂಡ್ರೆ ಸರ್, ಯಾರೋ ಅಟೆಂಪ್ಟ್ ಮಾಡ್ತಾರೆ, ಸ್ವಲ್ಪ ಜಾಸ್ತಿ ಕೊಟ್ಬಿಡ್ತೇನೆ, ನಮಗೆ ಇಷ್ಟು ಸಂಬಳ ಇದೆ ಇನ್ನೂ ಹೆಚ್ಚು ತೊಗೊಂಡು ಏನೋ ಮಾಡೋದ ಸ್ಥಿತಿ ಇಲ್ಲ. ನಾವು ಹಾಗಲ್ಲ, ಇನ್ನೊಂದು ಇನ್ನೊಬ್ಬರಿಗೆ ಕೆಲಸ ಹೋಗಿಬಿಟ್ರೆ ನಾನು ಕಡಿಮೆ ಆಗಿಬಿಡ್ತೇನೆ ಈ ಥರ ಕಂಪೇರ್ ಮಾಡ್ತಾರೆ, ಅದು ತಪ್ಪದು. ಆ ರೀತಿ ಕಂಪೇರ್ ಮಾಡ್ತಾ ಹೊರಟ್ರೆ ಎಂದೂ ಕೂಡ ಲೈಫ್ ಮಾಡೋಕ್ಕಾಗುತ್ತೆ. ನಮ್ಮ ನೆಸೆಸಿಟಿ, ನಮ್ಮ ಕೆಪ್ಯಾಸಿಟಿ ಎರಡು ಬೇಕು. ನೆಸೆಸಿಟಿ ಎಷ್ಟಿದೆ, ಕೆಪ್ಯಾಸಿಟಿ ಎಷ್ಟಿದೆ? ಇವತ್ತು 10 ಲಾಡು ಇಡೋರು ತಿಂತಿರ್ಬೋದು, ನಮಗೆ ಅಷ್ಟು ಕೆಪ್ಯಾಸಿಟಿ ಇಲ್ಲ, ನಮಗೆ ಬೇಕಾಗಿಲ್ಲ. ತಿಂದರೆ ಅಪಾಯ ಉಂಟು ಅದರಿಂದ. ಅವನು ತಿಂತಾನೆ ಡೈಜೆಸ್ಟ್ ಮಾಡ್ಕೊತಾನೆ ಬಿಡ್ತಾನೆ, ಅವನು ಹಣೆಬಾರ ನಮಗೆ ಸೇರಿದ್ದಲ್ಲ ಅದು. ಅವನಿಗೆ ಇದರಲ್ಲಿ ಕಾಂಪೀಟ್ ಮಾಡೋಕ್ಕೆ ಹೋಗಬಾರ್ದು ನಾವು. ಅದನ್ನು ನಾವು ಅನೇಕರು ಕಾಂಪಿಟೇಷನ್ನಿಂದ ಹಾಳಾಗಿ ಬಿಡ್ತಾರೆ. ನೆಸೆಸಿಟಿ ಇರೋದಿಲ್ಲ. ಹೆಂಗಸರಾಗ್ತಾರೆ, ಬಹಳ ಮುಖ್ಯ. ಗಂಡಸರ ವಿಷಯ ಪ್ರಸಂಗ ಇಲ್ಲ, ಅದು ಹೆಂಗಸರಿಗಾಗಿಬಿಡ್ತಾರೆ. ಆದ್ದರಿಂದ ಸಂಸ್ಕಾರ ಕಳ್ಕೊತಾರೆ, ಹಾಗೆ ಮಾಡಬಾರ್ದು. ಇನ್ನು ಓದಬೇಕಾದ್ರೆ ಇನ್ನು ಸ್ಕೂಲಿಗೆ ಸೇರಿಸ್ತಾರಲ್ಲ, ಎಂಥ ಸ್ಕೂಲಿಗೆ ಸೇರಿಸ್ತಾರೆ, ಅಲ್ಲೇ ಕೆಟ್ಟೋಗುತ್ತೆ ಧರ್ಮ. ಎಷ್ಟೋ ಜನ ನೋಡಿದ್ದೇನೆ, ಪಾಪ ಬರ್ತಾರೆ ಬಾಬು ಕಟ್ಟೆ ಅದಕ್ಕೆ ಸ್ಕೂಲಲ್ಲಿ ಕಂಪಲ್ಸರಿ ಇಲ್ಲ, ನಾಳೆ ಬರಬೇಡ ಅಂತ ಹೇಳಿದ್ದಾರೆ. ಎಷ್ಟು ತಮಾಷೆ ಇದು ಒಂದು. ಅಂದರೆ ಇವರಿಗೂ ಪಾಠಕ್ಕೆ ಏನು ಸಂಬಂಧ ಇದೆ ಯೋಚನೆ ಮಾಡಿ. ಅರ್ಥಾತ್ ಸಂಬಂಧ ಇಲ್ಲ. ಅವ್ರೇನು ಮಾಡ್ತಾರೆ, ಉಪಾಯವಾಗ ಅದನ್ನು ಹೇರ್ತಾರೆ. ಇವರೇ ಅದೇ ಸ್ಕೂಲ್ ಆಗಬೇಕು ಅಂತ ಒಪ್ಕೊಂಡ್ಬಿಡ್ತಾರೆ. ಹಾಗೆ ಇದನ್ನ ಯೋಚನೆ ಮಾಡಿದರೆ ಈ ಧರ್ಮನ ಹಾಗೆ ಯೋಚನೆ ಮಾಡಿ. ಆ್ಯಕ್ಚುಲಿ ಇದು ಯಾವ ಸರ್ಕಾರನೂ ಒಪ್ಪೋದಿಲ್ಲ, ಬಟ್ ಕಂಪ್ಲೇಂಟ್ ಕೊಡೋ ಜನ ಇಲ್ಲ ಅದಕ್ಕೆ. ಹೀಗೆ ಮಾಡ್ತಾರೆ ಧರ್ಮಕ್ಕೆ ವಿರುದ್ಧ, ಇದು ಮಾಡೋದೆಲ್ಲ ತಪ್ಪಿಗೆ ಒಪ್ಕೋತಾರೆ. ನಾಲ್ಕಾದ್ರೆ ನಾವು ಎಫಿಷಿಯೆಂಟ್ ಪೀಪಲ್, ವಿಐಪಿಗಳು ಟ್ರೈ ಮಾಡಿಬಿಟ್ರೆ ಯಾರೇನು ಮಾಡೋಕ್ಕಾಗೋದಿಲ್ಲ. ಈ ರೂಲ್ಸ್ ಅಲ್ಲ, ಇವೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಎಜುಕೇಷನ್ ಅಲ್ಲ, ಅವೆಲ್ಲ ನೆನಪಿರಬೇಕು. ಅವೆಲ್ಲ ಮಾಡ್ತಿರೋದೆಲ್ಲ ಬೇರೆ ಕಾರಣಕ್ಕೆ ಮಾಡ್ತಾರೆ ಅವರು. ಇವರು ಅದಕ್ಕೆಲ್ಲ ಸೇರ್ಕೊಂಡ್ಬಿಡ್ತಾರೆ. ಮನೆಯಲ್ಲಿ ಬೆಳಿಗ್ಗೆ ಎದ್ದಷ್ಟು ಹರೇ ರಾಮ ಹರೇ ಕೃಷ್ಣ ಅನ್ಸೋ ತಂದೆ ತಾಯಿಗಳು ಯಾರೂ ಇಲ್ಲ. ಅಲ್ಲಿ ಮಾತ್ರ ತಮ್ಮದೇ ಮತದ ಧರ್ಮ ಹೇಳ್ಕೊಡ್ತಾರೆ ಅವರು, ತಮ್ಮದೇ ಶ್ಲೋಕ ಹೇಳ್ಕೊಡ್ತಾರೆ. ಪ್ರಾರ್ಥನೆ ಬರದೆ ಹೋದರೆ ಹೊರ ಸೇರಿಸಲ್ಲ, ಪ್ರೇಯರ್ ಕಂಪಲ್ಸರಿ ಮಾಡ್ತಾರೆ, ಕಂಠಪಾಠ ಕಂಪಲ್ಸರಿ ಮಾಡ್ತಾರೆ. ಹೀಗೆ ಧರ್ಮ ಪೂರ್ತಿ ಹೋಗುತ್ತೆ. ಇಲ್ಲಿ ರಾಸ ಗೊತ್ತಾಯ್ತಾ, ಇವ್ರ ಧರ್ಮ ಬರಲಿಲ್ಲ, ಅವ್ರ ಧರ್ಮ ಬರೋಕ್ಕೆ ಶುರುವಾಯ್ತು. ಆಮೇಲೆ ಅವ್ರ ಕಲ್ಚರ್ ಬರೋಕ್ಕೆ ಶುರುವಾಯಿತು. ನಿಧಾನವಾಗಿ ಅವ್ರು ಓದು ಮುಗಿಸೋ ಹೊತ್ತಿಗೆ ಪೂರ್ತಿ ಆಫ್ ಆಗಿಬಿಟ್ಟಿರ್ತಾರೆ, ಆ ಕಡೆ ಡೈವರ್ಟ್ ಆಗಿಬಿಟ್ಟಿರ್ತಾರೆ. ಆಮೇಲೆ ಇನ್ನು ಕೋಎಜುಕೇಷನ್ ಶುರುವಾಯಿತು. ನೆಕ್ಸ್ಟ್ ಸ್ಟೆಪ್ ನೋಡಿ, ಕೋಎಜ್ ಹಿಂದೆ ಇರಲಿಲ್ಲ ಅದು. ಕೋಎಜುಕೇಷನ್ ಶುರುವಾಯಿತು. ಕೋಎಜುಕೇಷನ್ನಿಂದಾಗಿನೇ ಅವರು ಅನೇಕ ರೀತಿಯಲ್ಲಿ ದುರುಪಯೋಗ ತಗೊಳ್ಳೋದು. ಮೇಷ್ಟ್ರುಗಳೇ ಅಂಥ ದುಷ್ಟರು ಸಿಗ್ಬೇಕಾದ್ರೆ ಹುಡುಗರು ಹೇಗಿರ್ಬೋದು. ಯಾಕೆ ಪೇಪರ್ ನೋಡ್ತಾ ಇರ್ತೀನಿ, ದಿನ ಬೆಳಗಾರ ಒಂದು ಬರುತ್ತೆ, ರಿಪೋರ್ಟ್ ಆಗೋದು ಕಡಿಮೆ. ಅಂತ ಕೇಸ್ ಎಷ್ಟಿರುತ್ತಾ ಲೆಕ್ಕನೇ, ಎಲ್ಲೋ ಒಂದು ರಿಪೋರ್ಟ್ ಆಗುತ್ತೆ ಅಷ್ಟೇ ಹೊರತು ಎಲ್ಲ ರಿಪೋರ್ಟ್ ಆಗೋದಿಲ್ಲ. ಇನ್ನು ಹುಡುಗರು ಹೇಗಿರಬಹುದು, ಎಸ್ ಎಸ್ ಎಲ್ ಸಿ ಮುಗಿಯವತ್ತಿಗೆ ಆಗಲೇ ಪ್ರೌಢಾವಸ್ಥೆ ಬಂದುಬಿಡ್ತಾರೆ ಮೋರಾರ್ಲೆಸ್. ಆಗ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಇನ್ನು ಮುಂದಿನ ಕೋ ಎಜುಕೇಷನ್ ಎಲ್ಲ ಬರ್ತಾ ಬರ್ತಾ ಈ ಪ್ರಾಕ್ಟಿಕಲ್ಸನ್ನು ಶುರುವಾಗುತ್ತೆ. ಆಗ ಜೊತೆಗಿರುವ ಪ್ರಸಂಗ ಬರುತ್ತೆ. ಇವ್ರು ಎಂಥ ತಂತ್ರ ಮಾಡಿದ್ದಾರೆ ಗೊತ್ತಾ, ಈಗ ಬರೀ ಹೆಂಗಸರು ಹಾಕೋದಿಲ್ಲ, ಗಂಡಸು ಹೆಂಗಸರು ಆ ಥರ ಮಾಡೋಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಟ್ರಿಕ್, ಧರ್ಮ ಕೆಡಿಸೋದೇ ವ್ಯವಸ್ಥೆ. ಇವತ್ತು ಧರ್ಮ ಅಂತ ಹೇಳಿ ಎಲ್ಲ ಫ್ರೀ ಆಗಿರಬೇಕು. ಫ್ರೀ ಆಗಿರಬೇಕು ಅಂದರೆ ಹಾಳಾಗಿ ಹೋಗಬೇಕು. ಫ್ರೀ ವೇದಿಕೆ ಕೂರ್ತಿದ್ದಾನೆ, ಇದರೊಳಗೆ ಫ್ರೀಯಾಗಿ ಡ್ರೈವ್ ಮಾಡಬೇಕು. ಮುಂದೆ ನೋಡಬಾರ್ದು ಅಷ್ಟೇ, ನಾ ಮೇಲೆ ನೋಡ್ತಿರ್ಬೇಕು ಗೊತ್ತಾಯ್ತಾ. ಯಾರನ್ನೂ ನೋಡಬಾರ್ದು, ಫ್ರೀಯಾಗಿ ಡ್ರೈವ್ ಮಾಡಬೇಕು. ಅವನು ಗುಡಿದವ್ರು ಸಾಯ್ತಾ ಇವನು ಸಾಯ್ತಾನೆ ಅಷ್ಟೇ. ಫ್ರೀ ಡ್ರೈವಿಂಗ್ ಅಂದರೆ ಅರ್ಥ ಏನಿದೆ ಅದಕ್ಕೆ? ಅದು ರೋಡ್ ಮಾಡೋದು ಎತ್ತಕ್ಕಾಗಿದ್ರೆ, ರೋಡಲ್ಲಿ ಹೋದ್ರೆ ತಾನೇ ಡ್ರೈವಿಂಗ್ ಆಗೋದು. ಧರ್ಮದ ನಿಯಮ ಇರೋದು ಎತ್ತಕ್ಕೆ ಯೋಚನೆ ಮಾಡೋದಿಲ್ಲ. ಆ ರೀತಿ ಮೇಷ್ಟ್ರುಗಳೇ ಅಂತ ಮಹಾಮೂರ್ಖರು ಇರ್ತಾರೆ. ಹೀಗಾಗಿ ಅಲ್ಲೊಂದು ನೆಕ್ಸ್ಟ್ ಕೆಡ್ತಾರೆ. ಅದಕ್ಕಿಂತ ಡೇಂಜರಸ್ ಇರೋದು ಕೆಲಸಕ್ಕೆ ಸೇರಿದೆ. ಇಲ್ಲಿ ಕ್ಲಾಸಲ್ಲಿ ಸೇರ್ತಾರೆ ಅಷ್ಟೇ, ಇಲ್ಲಿ ಕ್ಲಾಸಲ್ಲಿ ಸೇರ್ತಾರೆ. ಒಬ್ಬ ನಾಲ್ಕಾರು ಜನ ಮಧ್ಯೆ ಇರ್ತಾರೆ, ಸ್ವಲ್ಪ ಕಂಟ್ರೋಲ್ ಇರುತ್ತೆ. ಅಲ್ಲೇನಿಲ್ಲ, ಇಬ್ಬರು ವರ್ಕ್ ಮಾಡ್ತಾರೆ. ನೋ ಬಡಿ, ನೋ ಆಸ್ಕರ್, ನೋ ಟೆಲ್ಲರ್ ಇದೆ. ಸೊ ನ್ಯಾಚುರಲ್ ಏನಾಯಿತು ಅಂತ ಕೇಳಿದರೆ, ಹೆಚ್ಚು ಪ್ರೈವೇಸಿ ಜಾಸ್ತಿ ಆಗ್ತಾ ಬರುತ್ತೆ. ಪ್ರೈವೇಸಿ ಜಾಸ್ತಿ ಆಗ್ತಾ ಬಂದಂತೆ ಈ ದುಷ್ಟತನದ ಹಾವಳಿನೂ ಜಾಸ್ತಿ ಆಗುತ್ತೆ. ಇದು ಹಂತವನ್ನು ತಪ್ಪಿಸ್ಬೇಕು ಅಂತಿದ್ದರೆ ಅದೆಲ್ಲರೂ ಎಲ್ಲ ಮಾಡೋಕ್ಕಾಗೋದಿಲ್ಲ. ನಾವು ಮಾಡಬೇಕಷ್ಟೇ. ಮನೆಯಲ್ಲಿ ಮಕ್ಕಳನ್ನು ಟು ಟೈಮ್ ವಾಚ್ ಮಾಡ್ತಾ ಇದ್ದು, ಮನೆ ಚಿಕ್ಕ ಮಕ್ಕಳಿಗೆ ಕೇಶವನಾಮ ಹೇಳ್ಕೊಡಿ, ಮಧ್ವನಾಮ ಹೇಳ್ಕೊಡಿ. ಹರಿದಾಸರ ಹಾಡಿರೋದೇ ಅದಕ್ಕೋಸ್ಕರ. ಅವ್ರು ಹೇಳ್ಕೊಡ್ತಾ ಹೋದರೆ ಒಂದು ಇದರಲ್ಲಿರ್ತಾರೆ. ಒಂದು ಇವತ್ತು ಇದ್ದಾರೆ, ಎರಡೇ ಕಾಶು ಉಪವಾಸ ಮಾಡೋರಿದ್ದಾರೆ. ಅದು ಲಕ್ಷಾಂತರ ಸಂಬಳ ತೊಗೊಂಡು ಹೆಂಗಸರಲ್ಲಿ ಎರಡೇ ಕಾಶು ಉಪವಾಸ ಮಾಡೋರಿದ್ದಾರೆ. ಒಂದು ಚೂರು ಅನೇಕ ಬಿಡದವರು ಇದ್ದಾರೆ. ಅದು ಇಂಪಾಸಿಬಲ್ ಅಲ್ಲ, ಕ್ವೈಟ್ ಪಾಸಿಬಲ್. ಬಟ್ ನಮಗೆ ಇಂಟ್ರೆಸ್ಟೇ ಇಲ್ಲ ಅದು. ಯಾಕಂದ್ರೆ ನಮಗೆ ಅದರ ಮಹತ್ವ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ದೊಡ್ಡವರಿಗೆ ಗೊತ್ತಿಲ್ಲ, ಅದರಿಂದ ನಾವು ಅನ್ನೆಸರಿ ಅವೆಲ್ಲ. ಆ ಫ್ರೆಂಡ್ಸ್ ಯಾರು ಮಾಡಿದ್ರೆ ಇವ್ರು ಯಾಕೆ ಮಾಡಬೇಕು? ಆ ಫ್ರೆಂಡ್ಸ್ ಇವ್ರಿಗೆ ಕಂಪೇರ್ ಮಾಡ್ತಾರೆ, ಯೋಚನೆ ಮಾಡಿ. ಫ್ರೆಂಡ್ಸ್ದು ಲೈಫ್ ಏನು, ಇವ್ರ ಲೈಫ್ ಏನು? ಇವ್ರು ದೊಡ್ಡ ಮೆಸೇಜ್ ಇದೆ ಇವ್ರಿಗೆ ಕಮ್ಯುನಿಕೇಟ್, ಅವ್ರಿಗೆ ಮೆಸೇಜ್ ಇಲ್ಲ ಕಮ್ಯುನಿಕೇಟ್ ಮಾಡಲಿಕ್ಕೆ. ಆದ್ದರಿಂದ ಇವ್ರಿಗೆ ಯಾರಿಗೂ ಕಂಪೇರ್ ಮಾಡ್ಕೊಂಡು ಬಿಡ್ಲಕ್ಕೆ ಹೋಗಬಾರ್ದು. ಸ್ತ್ರೀ ಧರ್ಮದ ಮೊದಲ ಅಂಗ ಮದುವೆ ಆಗೋದಕ್ಕಿಂತ ಮುಂಚೆ ಒಳ್ಳೆ ರೀತಿಯಲ್ಲಿ ಬೆಳೆಸ್ಬೇಕು. ಅದರಲ್ಲಿ ಹೇಳ್ತಾರೆ, ಇನ್ನೂ ಸ್ವಲ್ಪ ಸೀರಿಯಸ್ ಆಗಿ ಒಂದು ಹಸ್ತದ ಮಾತನ್ನು ಹೇಳೋದಾದರೆ, ಗಂಡ್ಮಕ್ಳು ಬೇಕಾದ್ರೆ ಹೆಗಾರ ಬೆಳೆಸಿಬಿಡಿ, ಹೆಂಗ್ಮಕ್ಳಾಗಿ ಬೆಳೆಸಬೇಡಿ ಅಂತ ಹೇಳ್ತಾರೆ. ಇದರರ್ಥ ಗಂಡಸರಾಗಿ ಬೆಳೆಸಬೇಕು ಅಂತ ಅರ್ಥ ಅಲ್ಲ, ಹೆಂಗಸರ ಬಗ್ಗೆ ಜಾಸ್ತಿ ಕೇರ್ ತಗೊಳ್ಳಿ ಅಂತ ಅರ್ಥ. ಯಾತಕ್ಕೆ ಅಂತ ಹೇಳ್ತಾರೆ, ಕವಿಗಳು ಹೇಳ್ತಾರೆ ಈ ಮಾತನ್ನು. ಅರ್ಥೋ ಹಿ ಕನ್ಯಾ ಪರಕೀಯ ಏವ. ಎಷ್ಟಾದರೂ ಕನ್ಯೆ ನಮ್ಮ ಮನೆಯ ಸೇರೋ, ಇನ್ನೊಂದು ಮನೆ ಸೇರ್ತಕ್ಕಂಥವಳು. ಇನ್ನೊಂದು ಮನೆ ಕಳಿಸ್ಬೇಕಾದ್ರೆ ಯಾವ ಮನೆ ಸೇರ್ತಾಳೆ ಅವ್ರು ಅಪ್ರಿಷಿಯೇಟ್ ಮಾಡಾಗಿರ್ಬೇಕು. ಇಲ್ಲ ದರಿದ್ರ ಮನೆ ಬಂತು ಅಂತ ಹೇಳೋಕ್ಕಾಗಬಾರ್ದು. ಆ ಜವಾಬ್ದಾರಿ ನಮ್ಮದು ತಾನೇ ಇರೋದೀಗ. ನಮ್ಮ ಇನ್ಸ್ಟಿಟ್ಯೂಷನ್ನವರು ಯಾರು ಮುಂದುವರೆದು ಬಿಟ್ಟರೆ ನಮಗೆ ಹೆಮ್ಮೆ. ನಮ್ಮ ಸಂಸ್ಥೆಯಲ್ಲಿ ಓದ್ದವರು ಮುಂದೆ ಬಂದುಬಿಟ್ಟಿದ್ದಾರೆ, ಹೌದಾನೆ? ಸರ್, ನಮ್ಮನೆ ಹುಡುಗಿ ಶೈನ್ ಆದರೆ ನಾವು ತಂದೆ ತಾಯಿ ಭಾರಿ ಹೆಮ್ಮೆ. ಅಪಕೀರ್ತಿ ಬಂದರೆ ನಮಗೆ ಅಪಕೀರ್ತಿ ಬರುತ್ತೆ. ಆ ಭಾವನೆ ಇಟ್ಟುಕೊಂಡು ಹೆಂಗಸು ಹೆಣ್ಮಕ್ಳು ನಮ್ಮವರಲ್ಲ, ಪಟ್ಟಿರಬೇಕು, ನಮ್ಮವರಲ್ಲ, ಇನ್ನೊಂದು ಮನೆ ಹೋಗೋರು, ಆ ಮನೆಗೆ ಹೋದಾಗ ನಮ್ಮ ವಂಶದ ಕೀರ್ತಿ ಎತ್ತಿಡಬೇಕು, ನಮ್ಮ ಮನೆತನದ ಮರ್ಯಾದೆ ಉಳಿಸ್ಬೇಕು ಅಂತ ನಾವು ಶರದಿಂದ ಮಾಡಿಬಿಟ್ರೆ ದೊಡ್ಡ ಧರ್ಮ ಫಾಲೋ ಮಾಡಿದಾಗಾಯಿತು. ಈ ಹಂತದಲ್ಲೇ ಅವರಿಗಿನ್ನೂ ಮಂತ್ರಾಧಿಕಾರ ಇಲ್ಲ, ಅವರಿಗೆ ಮದುವೆ ಆಗಿಕ್ಕಿಂತ ಮಂತ್ರಾಧಿಕಾರ ಬರೋದಿಲ್ಲ. ಆದ್ದರಿಂದಾಗಿ ಹರಿದಾಸರ ಹಾಡುಗಳಿಗೆ ಯಾವ ನಿರ್ಬಂಧ ಕೂಡ ಇಲ್ಲ, ಜಾತಿ ನಿರ್ಬಂಧ ಕೂಡ ಅವಕ್ಕಿಲ್ಲ, ಕೆಲವಕ್ಕುಂಟು ಹೆಚ್ಚಿದ್ದಕ್ಕಿಲ್ಲ. ಆದ್ದರಿಂದ ಅದನ್ನು ಕಳಿಸಿಬಿಟ್ರೆ ಅನ್ನೋಯಿಂಗ್ಲಿ ಕೆಲಸ ಮಾಡ್ತಾ ಇರುತ್ತದೆ. ಆ ಮಾತನ್ನು ಯಾವಾಗ ಹೇಳಿ ಹೇಳಿ ಅಭ್ಯಾಸ ಆಗಿರುತ್ತೆ, ಕೆಟ್ಟ ಕೆಲಸಕ್ಕೆ ಹೋಗಿ ಮನಸ್ಸು ಬರೋದಿಲ್ಲ. ಅದಕ್ಕೆ ಮಂತ್ರಶಕ್ತಿ ಅಂತ ಕರೀತಾರೆ. ಮತ್ತು ಕೋಮಾದಲ್ಲಿದ್ದ ಔಷಧಿ ಕೊಡ್ತಾರೆ, ಅರ್ಥ ಆಗುತ್ತೆ ಅವನಿಗೆ, ಹೆಲ್ಪ್ ಆಗುತ್ತೋ ಇಲ್ಲ. ಕೋಮಾದಲ್ಲಿದ್ದ ಅವನಿಗೆ ಮೆಡಿಸನ್ ವರ್ಕ್ ಮಾಡೋದಾದರೆ ನಿಮ್ಮ ಮಕ್ಕಳ ಮನಸ್ಸಲ್ಲಿ ವರ್ಕ್ ಮಾಡುತ್ತೆ ತಾನೇ? ಖಂಡಿತ ಮಾಡುತ್ತೆ. ಆ ದೃಷ್ಟಿಯಲ್ಲಿ ಮಕ್ಕಳಿಗೆ ಅದನ್ನು ಅಭ್ಯಾಸ ಮಾಡಿಸಿಬಿಟ್ರೆ ದೈವಿಕವಾದ ಡಿವೈನ್ ಕಂಟ್ರೋಲ್ ಬಂತು ಅವ್ರ ಮೇಲೆ. ಡಿವೈನ್ ಕಂಟ್ರೋಲ್ ನೆನಪಿರಬೇಕು, ದೈವಿಕವಾದ ನಿಯಂತ್ರಣ ಬರೋದ್ರಿಂದ ಮಕ್ಕಳು ಕೆಡೋದಿಲ್ಲ. ಯಾವುದು ಎಂಥ ವಾತಾವರಣದಲ್ಲಿದ್ದರೂ ಕೂಡ ಮಕ್ಕಳು ಕೆಡದಂಥ ಮಕ್ಕಳು ಬರ್ತಾರೆ, ಬುದ್ಧಿವಂತರಾಗ್ತಾರೆ, ಸುಸಂಸ್ಕೃತರಾಗ್ತಾರೆ, ಮುಂದೆ ದೊಡ್ಡ ಸಮಾಜಕ್ಕೆ ಆಸ್ತಿಯಾಗ್ತಾರೆ, ವಂಶೋದ್ಧಾರಕರಾಗ್ತಾರೆ. ಹೆಂಗಸರಿಗೂ ಅಪ್ಲೈ ಆಗ ಮಾತಿದ್ದು, ಅನೇಕರು ಹೆಂಗಸರಿಂದ ವಂಶೋದ್ಧಾರ ಆಗೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಭಾರಿ ತಪ್ಪದು. ಭಾಗವತಾದಿ ತುಂಬ ಸತ್ತು ಹೇಳಿದ್ದಾರೆ, ದಕ್ಷ ಪ್ರಜಾಪತಿಗೆ ಪ್ರಜಾಪತಿ ಅಂತ ಹೆಸರು ಅಲ್ಲ, ಪ್ರಜಾಪತಿ ಪತಿ ಅಂತ ಹೆಸರು. ಆ ಪ್ರಜಾಪತಿ ಪತಿಯಾಗಿದ್ದ ಗಂಡು ಮಕ್ಕಳಿಂದ ಅಲ್ಲ, ಹೆಣ್ಮಕ್ಕಳಿಂದ ಆಗ್ತಾನೆ ಆತ ಪುಣ್ಯ. ಹೆಣ್ಮಕ್ಕಳಿಂದ ಸಂತತಿ ಬೆಳೆದು ದೊಡ್ಡ ಮಹಾಕೀರ್ತಿವಂತನಾಗ್ತಾನೆ. ಆದ್ದರಿಂದ ಹೆಣ್ಮಕ್ಕಳಿಂದ ಉದ್ಧಾರ ಆಗೋದಿಲ್ಲ ಅನ್ನೋ ಭಾವನೆ ತೆಗೆದುಹಾಕಿಬಿಡಬೇಕು. ಈ ಈಕ್ವಾಲಿಟಿ ವೇದವ್ಯಾಸರು ಒಪ್ಪಿದ್ದಾರೆ, ನೆನಪಿರಬೇಕು. ಈ ಈಕ್ವಾಲಿಟಿ ವೇದವ್ಯಾಸ ಸರ್ಕಾರ ಒಪ್ಪೋದಿಲ್ಲ, ಇದನ್ನು ವೇದವ್ಯಾಸರು ಒಪ್ತಾರೆ. ಇಂಥ ಈಕ್ವಾಲಿಟಿನ ಒಪ್ಪಲೇಬೇಕು. ಆಚಾರ್ಯರು ಒಂದು ಮಾತು ಹೇಳ್ತಾರೆ, ಕನ್ಯೋದಿತ ಬತಕುಲದ್ವಯ ತಾರಿಣಿ ಇತಿ. ಹೆಂಗಸು ಎಷ್ಟು ಮಹತ್ವ ಇದೆ ಹೆಂಗಸರಿಗೆ ಅಂದರೆ, ಗಂಡು ಮಗ ಒಬ್ಬ ಗಂಡು ಮಗನಿಗಿಂತ ಒಬ್ಬ ಹೆಣ್ಣು ಮಗಳ ಮಹತ್ವ ಜಾಸ್ತಿ ಎಂದು ಬಿಡ್ತಾರೆ. ಒಬ್ಬ ಗಂಡು ಮಗ ಉದ್ಧಾರ ಮಾಡಿದರೆ ತಾ ಹುಟ್ಟಿದ ಮನೆ ಉದ್ಧಾರ ಮಾಡ್ತಾನಷ್ಟೆ, ಹೆಣ್ಮಗಳು ಹಾಗಲ್ಲ. ತಾನು ಹುಟ್ಟಿದ ಮನೆ ಸೇರೋ ಮನೆ ಎರಡನ್ನೂ ಉದ್ಧಾರ ಮಾಡ್ತಾಳದ್ರಿಂದ ಹೆಂಗಸರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾರೆ. ಇದು ಆಚಾರ್ಯರು ಕೊಟ್ಟ ದೊಡ್ಡ ಸಂದೇಶ. ಇದು ಮಧ್ವಾಚಾರ ಶಿಷ್ಯರಂತೂ ಭಾರಿ ಅರ್ಥ ಮಾಡ್ಕೋಬೇಕು. ಉಳಿದ ಯಾವ ಮತದವರು ಕೂಡ ಸ್ತ್ರೀಯರಿಗೆ ಯಾವ ಮಹತ್ವವನ್ನು ಕೊಡಲಿಲ್ಲ, ಅದು ಕಂಡೆಮ್ ಮಾಡಿದರು. ಅಂದರೆ ಅದರ ಹ್ಯಾಂಡ್ ಕಂಡೆಮ್ ಮಾಡಿದರು ಅವರನ್ನು, ಕೇವಲವಾಗಿ ಭೋಗವಸ್ತು ಅಂತ ಭಾವಿಸಿಬಿಟ್ಟಿದ್ರು. ಆದರೆ ಆಚಾರ್ಯ ಹೇಳ್ತಾರೆ, ಹೆಂಗಸು ಹೆಂಡತಿ ಅಂದರೆ ಗೆಳತಿ ಇದ್ದ ಹಾಗೆ. ಎಂಥ ಸ್ಥಾನ ಕೊಟ್ಟಿದ್ದಾರೆ ಯೋಚನೆ ಮಾಡಿ. ಆತ್ಮ ಹೇಳ್ತಾರೆ, ಜಾಯ ಅಂದರೆ ಸ್ನೇಹಿತೆ ಇದ್ದ ಹಾಗೆ. ವೇದದ ಮಾತನ್ನು ಕೊಡ್ತಾರೆ. ಇಷ್ಟೆಲ್ಲ ಆಚಾರ್ಯರು ಕೊಟ್ಟ ಮೇಲೆ ಮತ್ತೇನು ಮಾತಾಡಿ, ಜಾಯ ಸಖೇಯತೆ ಅಂತ ವೇದದ ವಾಕ್ಯ ಆಚಾರ್ಯ ಉಲ್ಲೇಖ ಮಾಡ್ತಾರೆ. ಗುಲಾಮಗಿರಿಯಿಂದ ಹೆಂಗಸರು ಬದುಕಬೇಕಾಗಿಲ್ಲ, ಅವ್ರು ಜ್ಞಾನವಂತರಾಗಿ ವಂಶೋದ್ಧಾರಕರಾಗಿರಬೇಕು. ಈ ಮಾತನ್ನು ಅರ್ಥ ಮಾಡಿಕೊಂಡವರಿಗೆ ಶಾಸ್ತ್ರದ ಬಗ್ಗೆ ತಪ್ಪು ಕಲ್ಪನೆ ಪರಿಹಾರ ಆಗಿದೆ. ಈಗ ಮುಂದೆ ಮದುವೆಯ ಪ್ರಶ್ನೆ, ಈಗ ಮದುವೆಯ ಪ್ರಶ್ನೆ ಬಂತು. ಅಲ್ಲೆಂತೂ ಈಗ ತುಂಬ ದಾರಿ ತಪ್ಪತಕ್ಕಂಥ ಪ್ರಸಂಗ ಬಂದುಬಿಟ್ಟಿದೆ ಈಗಾಗಲೇ. ಮದುವೆಗಳು ಸರಿಯಾಗಿ ನಡೆಯುವ ಮದುವೆಗಳು ತುಂಬ ಕಡಿಮೆಯನ್ನಾಗಿದೆ. ಹಿಂದೆ ಕೂಡ ತಪ್ಪು ಮದುವೆ ಆಗ್ತಿದ್ವು, ಇಲ್ಲ ಅಂತಲ್ಲ, ಈಗಲೂ ಆಗ್ತವೆ, ಹಿಂದೂ ಆಗ್ತಾ ಇತ್ತು. ಹಿಂದೆ ಒಂದೊಂದು ಆಗ್ತಿತ್ತು, ನೆನಪಿರಬೇಕು. ಹಿಂದೆ ಅಲ್ಲೊಂದು ಇಲ್ಲೊಂದು ಆಗ್ತಾ ಇತ್ತು, ಈಗ ಒಳ್ಳೆ ಮದುವೆನೇ ಅಲ್ಲೊಂದು ಇಲ್ಲೊಂದು ಆಗಿಬಿಟ್ಟಿದೆ. ಯಾಕೆ ಎಲ್ಲೋ ಒಂದಿದ ಅಂತ ಕೇಳೋ ಸ್ಥಿತಿ ಬಂದ್ಬಿಟ್ಟು. ಎಷ್ಟೋ ನ್ಯೂಟ್ರಿ ಹೇಳ್ಕೊಂಡಾಗ ಕೇಳಕ್ಕೆ ಬರ್ತಾರೆ, ಆಚಾರ್ಯ ನೀವು ಮದುವೆ ಬರಬೇಡಿ, ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಅಷ್ಟೇ, ಈಗ ನೀವು ಬರೋಂಥ ಮದುವೆ ಅಲ್ಲ ಅಂತ ಅವರೇ ಡಿಕ್ಲೇರ್ ಮಾಡಿಬಿಡ್ತಾರೆ. ತಂದೆ ತಾಯೇ ಡಿಕ್ಲೇರ್ ಮಾಡಿರ್ತಾರೆ. ಯೋಚನೆ ಮಾಡಿ ಈ ರೀತಿ ಆದ್ರ ಗತಿಯೇನು? ಹಿಂದಿಂಥ ಮದುವೆಗೆ ಇನ್ವಿಟೇಷನ್ ಮಾಡಿಸ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್, ಮತ್ತು ಗುಟ್ಟಾಗಿ ಇಟ್ಬಿಡ್ತಿದ್ರು. ಕೆಲವರಂತೂ ಮನೇನೆ ಸೇರಿಸ್ತಿರ್ಲಿಲ್ಲ, ಕೆಲವರು ಗುಟ್ಟು ಗುಟ್ಟಾಗಿ ಮನೆ ಸೇರಿಸ್ತಿದ್ರು. ಈ ಒಳ್ಳೆ ಮದುವೆನೂ ಗುಟ್ಟು ಗುಟ್ಟಾಗಿ ಸೇರಿಸಬೇಕಾಗಿದೆ ಆ ಥರ ಆಗಿ. ಇದೇ ಮಾಡಿಬಿಟ್ರೆ ಪಾಪ ಅನ್ನೋ ಸ್ಥಿತಿ ಬಂದಿದೆ. ಬೇರೆ ಜಾತಿ ವರ ಸಿಗಲಿಲ್ಲ ನಿಮಗೆ ಪಾಪ ಅನ್ನೋ ಕಾಲ ಬರ್ತಾ ಇದೆ, ಬರ್ತಾ ಬರ್ತಾ ಹಾಗಾಗಬಾರ್ದು. ಅದಕ್ಕೆ ವರ್ಣ ಸಂರಕ್ಷಣೆ ಎಂಬ ನಮ್ಮ ಜೀವನದ ಅವಿಭಾಜ್ಯವಾದ ಅಂಗ. ಅದಕ್ಕೆ ಯಾವುದೇ ಶಾಸ್ತ್ರ ಪುರಾಣ ಏನೇ ನೋಡಿದರೂ ಕೂಡ ಈವನ್ ಅಕಾರ್ಡಿಂಗ್ ಟು ಸೈನ್ಸ್ ವರ್ಣ ಸಂರಕ್ಷಣೆ ಅನ್ನೋದು ದೊಡ್ಡ ಅರ್ಥ ಇದೆ. ಯಾವ್ಯಾವ ರೀತಿ ಮಕ್ಕಳು ಹುಟ್ಟಿದರೆ ಲೋಕೋದ್ಧಾರಕರಾಗೋದಿಲ್ಲ, ಅವರು ಲೋಕನಾಶಕರೇ ಆಗ್ತಾರೆ ಅಂತ ಹೇಳ್ತಾರೆ. ಕಂಸನ ಬಗ್ಗೆ ಒಂದು ಮಾತು ಹೇಳ್ತಾರೆ, ಕಂಸ ದುಷ್ಟರ ಸ್ವಭಾವ ದುಷ್ಟ ಬಿಟ್ಟು ಬಿಟ್ಟುಬಿಡಿ. ಆದರೆ ಕಂಸನ ಬಗ್ಗೆ ಹರಿವಂಶದಲ್ಲಿ ಹೇಳ್ತಾರೆ, ಆಚಾರ್ಯ ನಿರ್ಣಯದಲ್ಲಿ ಬರೀತಾರೆ, ಅವನು ಯಾತಕ್ಕೆ ದುಷ್ಟನಾದ? ಉಗ್ರಸೇನನ ಮಗ ಅವನು. ಉಗ್ರಸೇನ ತುಂಬ ಸಾತ್ವಿಕ, ಅಂಥನ ಮಗ ಹೇಗೆ ದುಷ್ಟನಾದ ಅಂತ ಕೇಳಿದರೆ ಕರೆಕ್ಟು, ಅವನು ಉಗ್ರಸೇನ ಮಗನೇ ಅಲ್ಲ ಅಂತ ಹೇಳಿಬಿಡ್ತಾರೆ. ಬೇರೆ ಒಬ್ಬ ದುರ್ಮಿಳ ಒಬ್ಬ ವ್ಯಕ್ತಿಯಿಂದ ಹುಟ್ಟಿದ ವ್ಯಕ್ತಿಯವನು. ಆದ್ದರಿಂದಲೇ ಹುಟ್ಟಿನಲ್ಲಿ ಅಪವಿತ್ರ ಬಂತು, ಅವನ ಜೀವನ ಪೂರ್ತಿ ಅಪವಿತ್ರವಾಯಿತು. ತಂದೆಗೆ ವಿರೋಧಿ ಆಗ್ತಾನೆ, ಲೋಕಕ್ಕೆ ವಿರೋಧಿ ಆಗ್ತಾನೆ, ಭಗವಂತನ ವಿರೋಧಿ ಆಗ್ತಾನೆ, ನೆನಪಿರಬೇಕು. ಆದ್ದರಿಂದ ಎಂದೂ ಕೂಡ ಕೆಟ್ಟ ಕೆಟ್ಟ ಮದುವೆಗೆ ಅವಕಾಶ ಇರಬಾರ್ದು. ಆದರೆ ತಂದೆ ತಾಯಿಗಳು ಯೋಚನೆ ಮಾಡಬೇಕು. ಇವತ್ತು 196 ತಂದೆ ತಾಯಿಗಳ ಅರ್ಥನೇ ಗೊತ್ತಿಲ್ಲ. ಫಸ್ಟ್ ಎಷ್ಟೋದ್ರೆ ಹೋದಾಗ ಹೇಳ್ತಿರ್ತಾರೆ, ಆಚಾರ್ಯ ನಮ್ಮ ಮಗಳಿಗೆ ಹೇಳಿಬಿಟ್ಟಿದ್ದೀನಿ ನೋಡಮ್ಮ, ಹಿಂದೂ ಆದರೂ ಸಾಕು ಅಂತ ಹೇಳಿಬಿಟ್ಟಿದ್ದೇನೆ ಅಷ್ಟೇ, ಕ್ರಿಶ್ಚಿಯನ್ನು ಮುಸ್ಲಿಂ ಆಗಬೇಡ ಅಷ್ಟೇ. ಇನ್ನೊಬ್ಬರು ಸಿಕ್ಕಿದ್ದ ಮುಸ್ಲಿಮ್ನ ಬೇಕಾದ್ರೆ ಇಂಡಿಯನ್ ಮುಸ್ಲಿಂ ಆಗಷ್ಟೇ, ಈ ಥರ ಇಂಡಿಯನ್ ಮುಸ್ಲಿಂ ಇಂಡಿಯನ್ ಕ್ರಿಶ್ಚಿಯನ್ ಅದು ಈ ಥರ ಅವ್ರಿಗಿದ್ರೆ ಮಕ್ಕಳಿಗೆ ಯಾವ ಸಂಸ್ಕಾರ ಬರ್ಬೋದು? ಯೋಚನೆ ಮಾಡಿ. ಇದೆಲ್ಲ ದಿನೇ ದಿನೇ ಹೆಚ್ಚು ಕನ್ಸರ್ನ್ ಬರತಕ್ಕಂಥ ವಿಷಯಗಳು. ಇವತ್ತು ನೀವು ಏನೋ ಹೇಳ್ತಾ ಇಲ್ಲಲ್ಲ, ನಡೀತಿರೋ ಕಂದ ಸಂಗತಿ ನೀವು ನೋಡಿಬಿಟ್ರೆ ಪರಮಾಶ್ಚರ್ಯ ಆಗಿಬಿಡುತ್ತೆ. ಇದು ಮೊದಲನೇ ದೊಡ್ಡ ದೋಷ ಇದು. ಅದಕ್ಕೆ ಒಳ್ಳೆ ಮದುವೆ ಆಗಬೇಕು ಫಸ್ಟ್, ಒಳ್ಳೆ ಸ್ತ್ರೀ ಧರ್ಮದ ಅವಿಭಾಜ್ಯ. ಸುಮ್ಮನೆ ಆಮೇಲೆ ಅನೇಕ ಏನು ಅನೇಕ ಮಾಡ್ತಾರೆ, ಹುಟ್ಟಿದ್ದೇ ಸರಿ ಇಲ್ಲ ಅಂದರೆ ಏನು ಅನೇಕ ಮಾಡೋದೇನು ಬಂತು? ಇವತ್ತು ಸಮಾಜಕ್ಕೆ ಸಂಬಂಧಪಟ್ಟಂಥ ಧರ್ಮಗಳು ಬಂದ ಅರ್ಥ ಮಾಡಿಕೊಂಡು ಮಂತ್ರ ಇತ್ಯಾದಿಗಳೆಲ್ಲ ವೈಯಕ್ತಿಕ ನೆಲೆಯವರು ಅವೆಲ್ಲ ಕೂಡ ಮುಂದಿನ ಹಂತ. ಆದ್ದರಿಂದ ಚಿಕ್ಕಂದಿನಲ್ಲೇ ಉಪನಯನ ಯಾವಾಗ ಅವರು ಚಿಕ್ಕಂದು 8 ವರ್ಷಕ್ಕೆ ಬರ್ತಾರೆ ಆಗಿಂದ ಕಥೆ ಹೇಳಿ ಎಲ್ಲ ಹೇಳಿ ಧರ್ಮದ ಬಗ್ಗೆ ಹೇಳಿ ಅಹಲ್ಯ ದ್ರೌಪದಿ ಸೀತಾ ತಾರ ಮಂಡೋದರಿ ತಥಾ ಪಂಚಕನ್ಯಾ ಸ್ತರೆ ನಿತ್ಯ ಮಹಾಪಾತಕ ನಾಶನ ಪ್ರಾತಸ್ತೋತ್ರಗಳು ಕಲಿಸ್ಕೊಡಿ. ಅದಕ್ಕೆಲ್ಲ ಸಂಸ್ಕೃತದಲ್ಲಿ ಹೇಳಬಾರ್ದು ಅಂತಿಲ್ಲ, ನೆನಪಿರಲಿ. ವೇದಾಧಿಕಾರ ಇಲ್ಲ ಅಂತ ಹೇಳಿದ್ರು ಶಾಸ್ತ್ರದಲ್ಲಿ ಸಂಸ್ಕೃತಾಧಿಕಾರ ಇಲ್ಲ ಅಂತ ಹೇಳಿಲ್ಲ. ಇಂಥ ಶ್ಲೋಕ ಅವಶ್ಯ ಕಲಿಸ್ಬೋದು. ಮಂಗಳಾಷ್ಟಕ ಹೇಳಿಕೊಡಿ ಮಕ್ಕಳಿಗೆ, ಕೇಶವರಾಮ ವದ್ಧನಾಮ ಇತ್ಯಾದಿ ಕನ್ನಡ ಆಯಿತು, ಮಂಗಳಾಷ್ಟಕ ತಪ್ಪದೇ ಹೇಳಿಕೊಡಿ. ಅಷ್ಟು ಜನ ಸ್ಮರಣೆ ಮಾಡ್ತಿದ್ರೆ ಕಾವು ಕೈ ಬಿಟ್ಬಿಡ್ತಾರೆ ನಮ್ಮನ್ನು ಅವರು, ಉದ್ಧಾರ ಮಾಡಿಯೇ ಮಾಡ್ತಾರೆ. ಬರೀ ಸಂಸ್ಕೃತ ಕಲಿಸ್ತಾ ಕೇಳೋ ಸ್ತೋತ್ರಗಳಲ್ಲವು, ದೇವತೆಗಳ ಅನುಗ್ರಹ ಸಂಪಾದನೆ ಮಾಡಿ ಕೇಳೋ ಸ್ತೋತ್ರಗಳು. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಅನ್ನೋದನ್ನು ಮದುವೆ ಕಾಲಕ್ಕೆ ಹೇಳಬೇಕು ಅಂತ ಮಾಡಿಬಿಟ್ಟಿದ್ದಾರೆ. ಈ ಮದುವೆ ಕಾಲಕ್ಕೆ ಹೇಳೋದಿಲ್ಲ, ಯಾಕೆ ಪುರೋಹಿತರು ಬರೋ ಮದುವೆಗಳಾಗಿರೋದಿಲ್ಲ. ಆದ್ದರಿಂದ ಟೋಟಲಿ ಕ್ಯಾನ್ಸಲ್, ನಿತ್ಯ ಹೇಳಬೇಕು. ಹೇಳಿದರೆ ಎಷ್ಟು ಜನ ದೇವತೆಗಳು ಕಾಪಾಡ್ತಾರೆ ಗೊತ್ತಾ ನಮ್ಮನ್ನು. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಹೂಹು ಸೂನುಹು ಗರುತ್ಮಾನ್ ರಥಃ ಪೌತ್ರ ಚಂದ್ರ ವಿಭೂಷಣ ಸುರಗುರು ಶೇಷಶ್ಚ ಶಯ್ಯಾ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಃ ಕುರಿಯಾತ್ ಹರಿರ್ ಮಂಗಲಂ. ಗಂಡ್ಮಕ್ಕಳು ಹೇಳ್ಕೊಳ್ಳಿ, ಹೆಣ್ಮಕ್ಕಳು ಹೇಳ್ಕೊಳ್ಳಿ. ಬ್ರಹ್ಮ ವಾಯು ಗಿರೀಶ ಇದೆಲ್ಲ ತಾರತಮ್ಯ, ಪೂರ್ತಿ ಒಂದೇ ಶ್ಲೋಕ ದೇವತಾ ತಾರತಮ್ಯ. ಶ್ರೀಮೇರೂರು ಹಿಮವಶ್ಚ ಮಂದರಗಿರಿ ಎಲ್ಲ ಪರ್ವತಗಳ ಹೆಸರು. ಆಮೇಲೆ ಎಲ್ಲ ರಾಜರ ಹೆಸರು, ಮಂದಾತಾನೋ ಸೋಮರೀಕ್ಷಸಗ್ರಹ. ಎಲ್ಲ ನದಿಗಳ ಹೆಸರು, ಗಂಗಾ ಸಿಂಧು ಸರಸ್ವತಿ ಚ ಯಮುನ. ಎಲ್ಲ ಶಾಸ್ತ್ರಗಳ ಹೆಸರು, ವೇದಾಶ್ಚ ಉಪನಿಷತ್ ಗಣಾಶ್ಚ ವಿವಿಧ. ಎಷ್ಟು ವೆರೈಟಿ ಗೊತ್ತಾಗುತ್ತೆ. ಎಲ್ಲ ಗ್ರಹಗಳು, ದಿನಗಳು, ಆದಿತ್ಯಾದಿ ನವಗ್ರಹ ಶುಭಕರಾಹ ಮೇಷಾದೇವೋ ರಾಶಯ ನಕ್ಷತ್ರಾಣಿ ಸಯೋಗ ಕಾಶ್ಚ ತಿಥಯ ತದ್ದೇವತಾ ತದ್ಗಣಾಹ ಮಾಸಾಬ್ದ ಋತವ ತಥೈವ ದಿವಸಾಹ ಸಂಧ್ಯಾ ತಥಾ ರಾತ್ರಯ ಸರ್ವೇ ಸ್ಥಾವರ ಜಂಗಮಾಹ ಪ್ರತಿದಿನಂ ಕುರುವಂತು ನೋ ಮಂಗಲಂ. ಈ ರೀತಿ ಹೇಳ್ತಾ ಇದ್ರೆ ಅಮಂಗಲ ಅವ್ರ ಜೀವನದಲ್ಲಿ ಆಗೋದಿಲ್ಲ. ಇವರು ಅಷ್ಟು ರಕ್ಷಣೆ ಕೊಟ್ಟಿರ್ತಾರೆ. ಆದ್ದರಿಂದ ಒಳ್ಳೆ ಮದುವೆ ಆಗುತ್ತೆ, ಒಳ್ಳೆ ಗಂಡ ಸಿಗ್ತಾನೆ. ಇವತ್ತು ಅನೇಕರಲ್ಲಿ ಅದೊಂದು ಗೋಳು. ಮದುವೆ ಆಗ್ತಿರ್ಲಿಕ್ಕೆ ದೊಡ್ಡ ಆಘಾತ ಅಂತ ಕೇಳಿದರೆ, ಮೊನ್ನೆ ಮದುವೆ ಆಗಿದೆ ಜೂನ್ನಲ್ಲಿ, ಒಬ್ಬಳು ಮೊನ್ನೆ ಮದುವೆ ಜೂನ್ನಲ್ಲಿ ಅಷ್ಟೇ 2ನೇ ತಾರೀಕು ಮದುವೆ. ಜೂಲೈನಲ್ಲಿ ಅಪ್ಲಿಕೇಶನ್ ಡೈವರ್ಸ್ಗೆ ಆಗಲಿ, ಜೂಲೈನಲ್ಲೇ ನಿವೇಶನ ಮಾಡಿ. ಯಾಕೆ ನಮಗೆ ಸರಿ ಹೋಗಲಿಲ್ಲ ಏನು, ಯಾವುದು ಕಾಫಿ ಟೀನ ಸರಿ ಹೋಗಲಿಲ್ಲ ಅಂತ ಬಿಟ್ಬಿಡ್ಲಿಕ್ಕಾಗೇನೆ. ಎಂಥ ಮೂರ್ಖರಿದ್ದಾರೆ. ಕೆಲವರು ಮದುವೆ ಮಾಡೋಕ್ಕಾರೆ ಕೇಳಿದ್ದೀನಿ ನಾನು, ಮದುವೆ ನಿಶ್ಚಯ ಆಗಿದೆ ಹೇಗೆ ಅಂತ ಕೇಳಿದರೆ, ನೋಡೋದು ಇಲ್ಲ ಹೊರಬಿಟ್ಟು ಬಿಡೋದು, ಆಗಲೇ ಆ ಟ್ರೆಂಡೇ ಆಗಿದ್ಬಿಟ್ರೆ ಗತಿ, ಬಾಡಿಗೆ ಮೇಲೆ ನೋಡಿದ್ರೆ ನೋಡೋಕ್ಕಾಗುತ್ತಾ. ಇಂಥ ಮೂರ್ಖರಿದ್ದಾರೆ. ನಾಳೆ ಲೈಫ್ ಏನಾಗುತ್ತೆ ಯೋಚನೆ ಮಾಡಿ. ಯಾತಂತ್ರ ಆಗೋದಿಲ್ಲ ಜೀವನ. ಆ ಮೌಲ್ಯವನ್ನು ಬೆಳೆಸ್ಬೇಕು. ಫಸ್ಟ್ ಹಿಂದಿನ ಕಾಲಕ್ಕೆ ಇದನ್ನು ಯಾತಕ್ಕೆ ಹೇಳ್ತಿದ್ದಿಲ್ಲ ಅಂದರೆ ಹೇಳದೆ ಬಂದಿತ್ತು ಅದೆಲ್ಲ ಕೂಡ. ಹಿಂದಿನ ಕಾಲದ ಜನಗಳಿಗೆ ಇವೆಲ್ಲ ಒಂದು ನಿಷ್ಠೆ, ಒಂದು ರೀತಿ ಆದರೆ ಎಷ್ಟು ಕಷ್ಟಪಟ್ಟು ಹೆಂಗಿತ್ತಿರ್ತಾರೆ ಗೊತ್ತಾ ನಿಮಗೆ. ಯಾವುದೋ ಗಂಡ ಕುಡುಕ ಅಯೋಗ್ಯ, ಆದರೆ ಮದುವೆ ಆಗಿಬಿಟ್ಟಿದೆ, ಬಿಡಬಾರ್ದು. ಜೀವನ ಪೂರ್ತಿ ಬದುಕಿ ಒಳ್ಳೆ ಮಕ್ಕಳನ್ನು ಪಡೆದು ವಂಶೋದ್ಧಾರ ಮಾಡಿದ ಹೆಂಗಸರಿದ್ದ, ಇವತ್ತು ಲೆಕ್ಕ ಹಾಕಿ ಅವ್ರ ಲೆಕ್ಕ ಹಾಕಿ ಎಂತೆಂಥ ಮಹಾನುಭಾವರು ಹುಟ್ಟಿದ್ದಾರೆ ಅಂತ ಕೇಳಿ, ಹೆಂಗಸರ ತ್ಯಾಗದ ಫಲ ಅದು, ಹೆಂಗಸರ ತ್ಯಾಗದ ಫಲ. ಅಂಥ ಮೌಲ್ಯ ಯಾರಿಗೆ ಗೊತ್ತಿದೆ? ಇವತ್ತು ವ್ಯಾಲ್ಯೂಸೇ ಇಲ್ಲ. ಏನಾರಾಯಿತು ಬೈದರು ಡೈವರ್ಸೆ, ಯಾಕೆ ಲೇಟ್ ಅಂತ ಕೇಳಿದ್ರು ಡೈವರ್ಸೆ, ಯಾಕೆ ಅಡುಗೆ ಉಪ್ಪು ಜಾಸ್ತಿ ಅದಕ್ಕೂ ಡೈವರ್ಸೆ. ಮತ್ತೆ ಈಗ ಗತಿ ಏನು? ಅಡುಗೆನೇ ಮಾಡಲ್ಲ, ಆ ವಿಚಾರ ಬಿಟ್ಟುಬಿಡಿ. ಅಡುಗೆ ಮಾಡೋದ್ರೆ ನೀನು ಮಾಡೋ, ನಾನು ಮಾಡೋದಿಲ್ಲ, ಈ ರೀತಿ ಆದ ಗತಿ ಏನೀ ಮತ್ತೆ. ಅದು ಈ ಥರ ತಲೆ ಕೆಡಿಸಿದ ಗತಿ ಏನಾಗಬೇಕು? ವಾತಾವರಣನೇ ಇಲ್ಲ. ಫ್ರೆಂಡ್ಸ್ ಅಂತ ಇರ್ತಾರೆ ಗೊತ್ತಾ, ಡೈವರ್ಸ್ಗಳು ಹೇಳ್ತಾ ಇರ್ತಾರೆ, ನಾನು ಡೈವರ್ಸ್ ಮಾಡಿ ನೀನು ಡೈವರ್ಸ್ ಮಾಡ್ಕೋ, ಇವ್ರು ಜೊತೆಗಿರೋಣಂತೆ. ಎಂಥ ಮೂರ್ಖರಿದ್ದಾರೆ. ಜೊತೆಗೆ ನರಕಕ್ಕೆ ಹೋಗ್ಬೇಕು, ಕಷ್ಟವರ್ತಿ ಏನು ಉಪಯೋಗ ಅದರಿಂದ? ಅಂದರೆ ಸಮಾಜ ವಾಚ್ ಮಾಡ್ತಾ ಇಲ್ಲ ನಾವು. ಒಂದು ಬರೋ ಟಿ ವಿ ಸೀರಿಯಲ್ ಅಂಥವುಗಳು, ಸಿನಿಮಾಗಳು ಅಂಥವುಗಳು. ನಮ್ಮ ಮಾತ್ರ ಟಿ ವಿ ಅಂತಿದೆಯಾ ಒಂದೇನಾದರೂ? ಇಲ್ಲವೇ ಇಲ್ಲ. ಮಾಧ್ಯಮ ನಮ್ಮ ಮಧ್ವ ಸಿದ್ಧಾಂತ ಹೇಳ್ತಕ್ಕಂಥ ವ್ಯವಸ್ಥೆ ಎಲ್ಲೆಲ್ಲೂ ನಮ್ಮಲ್ಲಿ ಇಲ್ಲ. ಒಂದು ಮಠ ಮಾನೆಗಳಲ್ಲಿ ಊಟಗಳಿರುತ್ತೆ, ಹೊರತಾವೆಲ್ಲ ವ್ಯವಸ್ಥೆ ಇರೋದಿಲ್ಲ. ಮತ್ತೆ ಎಲ್ಲಿ ತಿಳ್ಕೊಬೇಕೀಗ ನಿಮಗೆ? ನೋ ಚಾನ್ಸ್ ಅಟ್ ಆಲ್. ಅವ್ರು ಏನೇನೂ ಅರ್ಥ ಆಗೋದಿಲ್ಲ. ಆ ಸ್ಥಿತಿಯಲ್ಲಿ ಅವ್ರು ಏನು ಮಾಡೋಕ್ಕೆ ಸಾಧ್ಯತೆ ಇದೆ? ಸೊ ಇವತ್ತು ನಾವು ಸಮಾಜನ ಬೈದರೆ ನಮ್ಮ ತಪ್ಪು ಎಲ್ಲಿಂದ ಶುರುವಾಗಿದೆ ಗೊತ್ತಾ? ಗರ್ಭಿಣಿಯಿಂದ ಶುರುವಾಗಿದೆ ತಪ್ಪುಗಳು. ಈ ಹಂತಕ್ಕೆ ಬಂದರೆ ಅವರೀಗ ಒಳ್ಳೆ ಮದುವೆ ಮಾಡಲೇಬೇಕು ಅಂತ ಸಂಕಲ್ಪ ಮಾಡಬೇಕು. ಮಕ್ಕಳು ಹೇಳ್ಕೊಡ್ಬೇಕು ನಿನ್ನ ಜವಾಬ್ದಾರಿ. ಮದುವೆ ಆಗೋದಷ್ಟೇ ಅಲ್ಲ, ವಂಶ ಮುಂದುವರಿಬೇಕು. ರಾಯರಂಥವ್ರ ಕತೆ ಹೇಳಬೇಕು ಅವರಿಗೆಲ್ಲ, ತೀರ್ಥರಂಥವ್ರ ಕತೆ ಹೇಳಬೇಕು. ಮನಸ್ಸಲ್ಲಿ ಒಳ್ಳೆ ಕೂಡುತ್ತಾಗ ಎಂಥ ತ್ಯಾಗ ಅವ್ರದ್ದೆಲ್ಲ ಕೂಡ. ಪುರಂದ್ರದಾಸರು ಎಂಥ ಮಹಾನುಭಾವರು, ಎಷ್ಟು ಹೇಳಿದ್ದಾರೆ. ಅದರಿಂದ ಇಡೀ ವಂಶದ ಜವಾಬ್ದಾರಿ ಹೆಂಗಸಿನ ಮೇಲೆ ಇದೆ ಗೊತ್ತಾಗಿಬಿಟ್ರೆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಇವತ್ತು ಏನು ರೆಸ್ಪಾನ್ಸಿಬಿಲಿಟಿ ಇಲ್ಲ, ಅತ್ತೆ ಮಾಕೊಂಡು ಹೊರಗೆ ಹಾಕೋದೊಂದೇ ನಮ್ಮ ಕೆಲಸ ಅಷ್ಟು ತಿಳ್ಕೊಂಡಿರ್ತಾರೆ. ಮದುವೆಯಾಗಿ ಬರ್ತಿರ್ಲಿಕ್ಕೆ ಫ್ರೆಂಡ್ಸ್ ಹೇಳ್ತಾರೆ, ಅತ್ತೆ ಅವ್ರ ಜೊತೆಗಿದ್ದೀಯಾ, ನಾಚಿಕೆ ಆಗಿಲ್ಲ ನಿನಗೆ, ದೂರ ಇರಬೇಕು. ಏನಾಗಲ್ಲ, ಓಲ್ಡ್ ಪೀಪಲ್ ಅವ್ರ ಜೊತೆ ಇದ್ದೀರಾ, ನಮ್ಗೆ ಓಲ್ಡ್ ಹೆಂಗ್ ಪೀಪಲ್ ಸಿಗ್ತಾರೆ, ಅಪ್ಪ ಅತ್ತೆ ಮಾವ ಯಾರು ಕೂಡ ಅಂದರೆ ಆ ಥರ ತಲೆ ಕೆಡಿಸ್ತಾರೆ. ಇನ್ನೊಬ್ಬರು ಇರುವಾಗ ಹೇಳಿ ಕೆಲಸ ಮಾಡ್ತೀಯ ಛೇ, ನಮ್ಮ ಇಂಡಿಪೆಂಡೆನ್ಸ್ಗೆ ಭಾರಿ ಧಕ್ಕೆ ಬರುತ್ತೆ. ಏನು ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾನ ಇವ್ರದ್ದು ಏನಿದೆ ಇವ್ರದ್ದೆಲ್ಲ ಹುಚ್ಚುಗಳು. ಅವ್ರಿಗೆ ಏನೂ ಗೊತ್ತಿಲ್ಲ, ಪುಣ್ಯ ಪುರುಷಾರ್ಥದ ಹೆಸರು ಕೂಡ ಗೊತ್ತಿಲ್ಲ ಅವರಿಗೆ. ಹೊರ ಜಗತ್ತು ನೋಡಿ ನಿಮಗೆ ಪರಮಾಶ್ ಎಲ್ಲ ಊರಿಗೋದಾಗೆಲ್ಲ ಸಿಗ್ತಿರ್ತಾರೆ ಜನಗಳು, ಆಶ್ಚರ್ಯ ಆಗಿಬಿಡುತ್ತೆ. ಈ ಲೆವೆಲಲ್ಲಿ ಇರ್ತಾರ ಅಂತ ಯೋಚನೆ ಮಾಡಬೇಕಾಗಿ. ನಿಜವಾಗಲೂ ಏನೇನೂ ಸಂಸ್ಕಾರ ಇರೋದಿಲ್ಲ. ಆ ಸಂಸ್ಕಾರ ಬರಬೇಕಾದ್ರೆ ನಾವು ಬಹಳ ಪ್ರಯತ್ನ ಪಡಬೇಕು ಇವತ್ತಿನ ದಿವಸ. ಆ ಹಂತದಲ್ಲಿ ಒಳ್ಳೆ ಮದುವೆ ಹಾಗಾಗಿ ಮಾಡಿ ಇವತ್ತು ಸಿಗ್ತಾರೆ. ಇನ್ನು ಹೆಂಗಸರ ಮದುವೆ ಕಷ್ಟ ಇಲ್ಲ, ಇವತ್ತು ಗಂಡಸರ ಮದುವೆನೇ ಕಷ್ಟ ಇರೋದು. ಗಂಡಸರ ಮದುವೆ ತುಂಬ ಕಷ್ಟ. ಮೊನ್ನೆ ಯಾವುದೋ ಹೇಳಿದರು, ಇಲ್ಲೇ ಹೇಳ್ತಿದ್ರು, ಯಾವುದೋ ಒಂದು ವಧುವರ ಅನ್ವೇಷಣಕ್ಕೋಸ್ಕರ ಒಂದು ಕರೆದ್ರಂತೆ. ಕರೆದ್ರೆ 87 ಜನ ಬಂದ್ರಂತೆ. 87 ಜನ ಬಂದರೆ 7 ಜನ ಹುಡುಗಿಯರು, 80 ಜನ ಹುಡುಗರುಗಳು ನೆನ್ಪಿಟ್ಕೊಳ್ಳಿ. ಏನು ಮದುವೆ ಅನ್ವೇಷಣೆ ಮಾಡಬೇಕು ಇವರೀಗ? 80 ಜನ ಇಲ್ಲ, ಹೈಲಿ ಕ್ವಾಲಿಫೈಡ್ ಇವರೆಲ್ಲ. ಅವರೆಲ್ಲ ಸಾಮಾನ್ಯರು, ಡಿಮ್ಯಾಂಡ್ಸ್ ಅವ್ರದೇ ಜಾಸ್ತಿ. ಒಂದು ಸೆಟ್ಲ್ ಆಗಲಿಲ್ಲ ಅಂತ ಕೊನೆಗೆಲ್ಲ ವಾಪಸ್ ಹೋಗಿದೆ. ಒಂದು ಫಿಕ್ಸ್ ಆಗಲಿಲ್ಲ ಒಂದು 7 ಜನದಲ್ಲೂ ಕೂಡ. ಯಾತಕ್ಕೆ ಅಂದರೆ ಸೂಟ್ ಆಗಲ್ಲ. ಇವರು ಅತ್ತೆ ಭಾವ ಇದ್ದಾರೆ, ಇದೇ ಎಲ್ಲೇ ಮದುವೆ ಆಗ್ತಾರೆ ಅಂತ ಕೆಲವರು. ಅಚ್ಚೆ ಇದ್ದಾಳೆ, ಭಯದೇವ ಯಾವ ಇದ್ದಾನೆ, ಕೊನೆಗೆ ಅಣ್ಣ ತಂಬದ್ರಿ, ಯಾರೂ ಇರಬಾರ್ದು, ಈಗ ಅವರೊಬ್ಬರೇ ಇರ್ಬೋದು. ಎಂಥ ಸ್ಥಿತಿ, ಈ ರೀತಿ ಇಲ್ಲದ ಗತಿ ಆಗ್ಬೇಕಂದ್ರೆ ಮಾಲ್ ಮಾದವ್ರ ಕತೆ ಹೇಳ್ತಿರೋದು ನಾನು. ಉಳಿದವ್ರದ್ದು ಬಿಟ್ಟುಬಿಡಿ, ಇವ್ರ ಕತೆ ಹೇಗಿದ್ರೆ ಉಳಿದವ್ರದ್ದು ಹೇಗಿರ್ಬೋದು. ಇದನ್ನೆಲ್ಲ ದಾಟಬೇಕು ಅಂತಿದ್ರೆ ನಾವು ಇವತ್ತು ಭಾರಿ ಸೀರಿಯಸ್ಸಾಗಿ ಘೋಷಣೆ ಮಾಡಬೇಕು. ಇನ್ನು ಮದುವೆ ಆಯಿತು ಅಂತ ತಿಳ್ಕೊಂಬೋಣ. ಮದುವೆ ಆದರೆ ಏನಾಗುತ್ತೆ ಅಂತ ಆಚಾರ್ಯ ಹೇಳ್ತಾರೆ. ಗಂಡಸರಿಗೆ ಉಪನಯನವಾದರೆ ಹೇಗೋ, ಹೆಂಗಸರಿ ಮದುವೆ ಹಾಗೆ ಅಂತ ಆಚಾರ್ಯರ ಮಾತು. ಸ್ತ್ರೀಣಾಂ ಪ್ರಧಾನ ಕರ್ಮೈವ ಯಥೋಪನಯನಂ ತಥಾ. ಉಪನಯನವಾಗ್ತಿರ್ಲಿಕ್ಕೇ ಅವರು ವೇದಾಧ್ಯಯನಾದಿ ಒಳ್ಳೆ ಅಧ್ಯಯನಕ್ಕೆ ಹಾಗೆ ತಯಾರಾಗಬೇಕು. ವಿವಾಹವಾಗ್ತಿರ್ಲಿಕ್ಕೆ ಹೆಂಗಸರಿಗೆ ಒಳ್ಳೆ ಜವಾಬ್ದಾರಿ ಬರುತ್ತೆ. ಕೃಷ್ಣಮಂತ್ರ ಉಪದೇಶ ಆಗಬೇಕು, ಗುರುಮಂತ್ರ ಅಂತ ಅದು ಕರೀತಾರೆ. ಗುರುಮಂತ್ರ ಹೇಳ್ಕೊಡ್ಬೇಕು, ಕಾಲ ಮದುವೆ ದಿವಸ ಹೇಳ್ಕೊಡ್ಬೇಕು. ಇವತ್ತು 60-70 ಆಗಿರುತ್ತೆ, ಇನ್ನೂ ಗುರುಮಂತ್ರ ಆಗಿಲ್ಲ ಅಂತ ಹೇಳ್ತಿರ್ತಾರೆ. ಇನ್ನೇನಾಗುತ್ತೆ ಹೋಗ್ರಿ ಅಂತ ಹೇಳೋದಷ್ಟೇ, ಕತೆ ಮುಗಿದೋಗಿದೆ ಅಂತ ಅರ್ಥ. ಅವತ್ತು ಗುರುಮಂತ್ರ ಹೇಳಬೇಕಾದ ಮದುವೆ ದಿವಸ ಹೇಳ್ಕೊಡ್ಬೇಕು. ಅದಕ್ಕೆ ಗುರುಗಳನ್ನ ಎತ್ತ ಕಳಿಸಿರ್ತಾರೆ ಗೊತ್ತಾ, ಒಂದು ಬಂದು ಆಮೇಲೆ ಬಂದು ಹೇಳಿ ಅಂತ ಹೇಳ್ತಾರೆ, ಹೇಳಬೇಕು. ಇಲ್ಲ ಗಂಡನ ಕೈಲಿ ಉಪದೇಶ ಮಾಡಿಸ್ಬೇಕು, ಅದು ಮುಖ್ಯ. ಮದುವೆ ಆಗಿರುತ್ತೆ ಅವನ ಕೈಲೇ ಹೇಳಿಸ್ಬೇಕು. ಅದು ಸಂಧ್ಯಾ ಗಾಯತ್ರಿನೇ ಬರೆದ ಅವನೇ ಹೇಳ್ಕೊಡ್ತಾನೆ ಪಾಪ, ಆಗಿರ್ತಾನೆ. ಅದೇ ಅವನು ಮಾಡ್ತಿರೋ ಕೃಷ್ಣ ಮಂತ್ರ ಅವರಿಗೂ ಕಂಪಲ್ಸರಿ. ಗಂಡಸರಿಗೆ ನಾರಾಯಣ ಮಂತ್ರ, ಕೃಷ್ಣ ಮಂತ್ರ, ಬೇಸಿಕ್ ಗಾಯತ್ರಿ ಮಂತ್ರ, 3 ಮಂತ್ರ ಕನಿಷ್ಠ ಗೊತ್ತಿರಬೇಕು ಅವರಿಗೆ. ಹೆಂಡತಿ ಹೇಳ್ಕೊಡ್ಬೇಕು, ಅದನ್ನು ಮಾಡಿಸ್ಬೇಕು. ಯಾವ ರೀತಿ ಒಂದು ಸಂಸ್ಕಾರ ಬೆಳೆ ಶುರುವಾಗುತ್ತಾಗ ಮಂತ್ರ ಶಕ್ತಿ ನಮ್ಮನ್ನು ಕಾಪಾಡುತ್ತೆ. ಮಂತ್ರ ಶಕ್ತಿಯಿಂದ ಮೊದಲು ಸ್ತೋತ್ರ ಪಾಠ ಆಗಿತ್ತು, ಈ ಮಂತ್ರ ಪಾಠ ಶುರುವಾಯಿತು. ಆ ಮಿನಿಮಮ್ ಕೃಷ್ಣ ಮಂತ್ರ, ಹೆಂಗಸರು ಬೇರೆ ಮಂತ್ರವನ್ನು ಕಲಿಬೋದು, ತಪ್ಪು ಅಂತ ಇಲ್ಲ, ರಾಮ ಮಂತ್ರ ಅವೆಲ್ಲ ಹೇಳಿಸ್ಕೋಬೋದು. ಆ ಕೃಷ್ಣ ಮಂತ್ರ ಆಗಿರಬೇಕು ಮಿನಿಮಮ್. ಅದು ಹೇಳಿಸ್ಕೊಂಡು ಬಿಡುತ್ತೆ, ಆದರೆ ಆಪ್ಷನಲ್ ಮಂತ್ರ ಬೇಕಾದ್ರೆ ಹೇಳಿಸ್ಕೋಬೋದು. ಹೇಳಿಸ್ಕೋದ್ರೂ ತಪ್ಪೇನಿಲ್ಲ, ಹೇಳ್ಸ್ಕೊಳ್ಳೇಬೇಕು ಅಂತಿಲ್ಲ, ಹೇಳ್ಸ್ಕೊಳ್ಬಹುದು ಅಷ್ಟೇ. ನಿಮ್ಗೆ ಅವೈಲೇಬಿಲಿಟಿ ಆಫ್ ಟೈಮ್ ಎಲ್ಲದ ಮೇಲೆ ಡಿಪೆಂಡ್ ಆಗುತ್ತೆ, ಹೇಳ್ಸ್ಕೋಬೋದು. ಆಮೇಲೆ ತುಳಸಿ ಪೂಜೆ ಶುರುವಾಗುತ್ತೆ, ಅದು ಮೊದಲು ಮಾಡಿಸಿರ್ಬೇಕು, ಆಮೇಲೆ ಮಾಡಿಸ್ಬೇಕು. ಕನ್ಯೆಯರ ಇದ್ದ ತುಳಸಿ ಪೂಜೆ ಮಾಡಿಸ್ಬೇಕು, ಗಂಗಾ ಪೂಜೆ ಮಾಡಿಸ್ಬೇಕು, ಪ್ರತಿನಿತ್ಯ ದೇವರಿಗೆ ನಮಸ್ಕಾರ, ತಾರತಮ್ಯ ಹೇಳ್ಕೊಳ್ಬೇಕು ಮಕ್ಕಳಿಗೆ. ತಾರತಮ್ಯ ಮಾಡೋದು ಹೇಳ್ಕೊಡ್ತಾರೆ ಹೊರತು ತಾರತಮ್ಯ ಜ್ಞಾನ ಕೊಡೋದಿಲ್ಲ. ತಾರತಮ್ಯ ಮಾಡೋದು ಅಂದರೆ ಮೋಸ ಅದು, ಅವರು ಆಗಲ್ಲ, ಇವರು ಹೀಗಲ್ಲ. ದೇವತಾ ತಾರತಮ್ಯ ಹೀಗಿದೆ. ಜಗನ್ನಾಥದಾಸರು ಅದಕ್ಕೇನೆ ಏನು ಮಾಡಿದ್ದಾರೆ, ಒಳ್ಳೆ ರೀತಿ ದೇವರು ಅನಂತ ಅನಂತ ನಮಸ್ಕಾರ ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಂದು ಕಕ್ಷದ ಅನಂತ ಅನಂತ ಗದ್ಯದಲ್ಲಿ ಹಾಡಿಡೋದಕ್ಕೆ ಇವರು ಕರಲು ಬರಲಿಕ್ಕೆ ಅಂತ ಹೇಳಿಬಿಟ್ಟಿದ್ದಾರೆ. ಸರಿಯಾಗಿ ಎಲ್ಲದನ್ನು ಹೇಳೋದಕ್ಕೆ ಮಾಡಿಕೊಟ್ಟಿದ್ದಾರೆ. ಅದೆಲ್ಲ ಹುಡುಗಿ ಬಾಯಿಪಾಠ ಮಾಡಿಸಿದ್ರೆ ಚಕ್ ಅಂತ ಹೇಳಿಬಿಡ್ತಾರೆ. ಅಜ ಆನಂದ ಇಂದ್ರೇಶ್ ಅಂತ ಹೇಳ್ಕೊಡಿ, ಅಜ ಆನಂದ ಇಂದ್ರ ಈಶ ಅಕ್ಷರ ಮಾರಿ ಹಾಕಿ ಕಲಿಸ್ತಿರೋ ಮಕ್ಕಳಿಗೆ ಅದನ್ನು ಕಲಿಸ್ಕೊಡಿ. ಹರಿಕಥಾ ಸರ್ ಬಾಯಿಪಾಠ ಮಾಡಿಸ್ಬಿಡಿ, ಗೊತ್ತಾಯ್ತಾ? ತತ್ತು ಸ್ವಾಲಿ ಬಾಯಿಪಾಠ ಮಾಡಿಸಿ, ಆ ಹುಡುಗ ಮೆಮರಿ ಇರ್ತದೆ, ಟೈಮ್ ಇರುತ್ತೆ, ಅವರಿಗೆ ಫಸ್ಟ್ ಕ್ಲಾಸ್ ಆಗಿರ್ತಾರೆ. ಮುಂದೆ ಆಲ್ ಪ್ರೂಫ್ ಅವ್ರು, ಯಾವ ಯಾರು ಬುದ್ಧಿ ಕೆಲಸಕ್ಕೆ ಕಳ್ಳಕ್ಕೆ ಸಾಧ್ಯ ಇಲ್ಲ ಅವರು, ಆ ರೀತಿ ಬೆಳೀತಾರೆ. ಅದು ನಮ್ಮ ಅನುಭವಕ್ಕೆ ತಂದುಕೊಂಡ್ರೆ ಈ ಮದುವೆ ಆದಮೇಲೆ ಹೊಸ್ತಾಗಿ ಶುರುವಾಗುತ್ತೆ, ಇನ್ನು ಅಧ್ಯಯನಕ್ಕೆ ಹೆಚ್ಚಿಗೆ ಅವಕಾಶ ಸಿಗುತ್ತೆ. ಈಗ ಅವ್ರಿಗೆ ಒಂದು ಹೆಮ್ಮೆಯ ಅಧಿಕಾರ ಸಿಗುತ್ತೆ. ಏನು ಗೊತ್ತಾ, ದೇವ್ರ ನೈವೇದ್ಯಕ್ಕೆ ಅಡುಗೆ ಮಾಡೋ ಅರ್ಹತೆ ಬರುತ್ತೆ. ಕನ್ಯೆಯರು ಮಾಡಿ ದೇವ್ರ ನೈವೇದ್ಯಕ್ಕೆ ಬರೋದಿಲ್ಲ, ಅದಕ್ಕೆ ಇವತ್ತಿನಿಂದ ದೊಡ್ಡ ಅಧಿಕಾರ ಬಂತವರಿಗೆ. ಎಷ್ಟು ಭಾಗ್ಯ ಅದು, ಗಂಡನಿಗೆ ದೇವ್ರ ಪೂಜೆ ಮಾಡೋ ಯೋಗ ಬಂದಿದೆ, ನೈವೇದ್ಯ ಮಾಡಿ ಇವರಿಗೆ ಬಂದಿದೆ. ಆದ್ದರಿಂದ ವಿಶಿಷ್ಟವಾದಂಥ ಕೆಲಸ ಬಂತು. ಆಗ ದೇವರಿಂದ ಹೊಸ ಭಾಗ್ಯ. ಪುರೇಶ ಕೃಷ್ಣ ಕರಸಿದ್ಧ ಶುದ್ಧಿಮತ್ ವರಾನ್ನ ಭುಕ್ತಿಯ ಕಿಲ ಪಾಂಡವಾಲಯ ಇದ್ದ ಹಾಗೆ ಅವತ್ತಿನ ದೇವರ ನೈವೇದ್ಯ ಮನೆಯ ಜವಾಬ್ದಾರಿ ಬಂತು, ಗೃಹಿಣಿ ಅಂತ ಹೆಸರು ಬಂತು. ಎಷ್ಟು ಮಟ್ಟಿಗೆ ಗೊತ್ತೇನು, ನಗೃಹಂ ಗೃಹಮಿತ್ಯಾಹು, ಗೃಹಿಣಿ ಗೃಹ ಮುಚ್ಚತೆ, ಮಹಾಭಾರತದ ವೇದವ್ಯಾಸ ದೇವರ ಮಾತು. ಒಂದು ಬಿಲ್ಡಿಂಗಿನ ನೋಡಿ ಗೃಹಸ್ಥ ಅಂತ ಕರೆಯೋದಿಲ್ಲ, ಹೆಂಡತಿನ ನೋಡಿ ಗೃಹಸ್ಥ ಅಂತ ಕರೀತಾರೆ. ಮನೆ ಸ್ವಚ್ಛವಾಗಿಟ್ಟಬೇಕು, ಗೃಹಕರ್ಮ ಬ್ಯಾಸರದಲ್ಲಿ ಪರಮೋತ್ಸಾಹದಲ್ಲಿ ಮಾಡುತ್ತಾ ಮೂರ್ಛಗದ ಮಹಿತನ ಸೇವೆ ಇದೆಂದು. ಮನೆಗೆ ನಮಗೇನು ಗೊತ್ತಾ, ನಮ್ಮ ಕೆಲಸ ಏನಿಲ್ಲ ಅಂತ ಒದ್ದಾಡ್ತಾರೆ. ಮನೆ ಕೆಲಸ ಕೆಲಸ ಅಲ್ಲೇನು ಆಗಿದ್ರೆ, ಅದೊಂದು ಮನೆ ಕೆಲಸವನ್ನು ಇಟ್ಕೊಂಡಿರ್ತಾರೆ, ಸಂಬಳ ಕೊಡ್ತಿರ್ತಾನೆ, ಇದು ಕೆಲಸ ಅಂತ ಆಯ್ತಲ್ಲ. ಮನೆ ಸ್ವಚ್ಛವಾಗಿಡೋದೊಂದು ಕೆಲಸ, ಸ್ವಚ್ಛವಾಗಿ ಆತಕ್ಕಿಡಬೇಕು, ದೇವತಾ ಸನ್ನಿಧಾನ ಬರುತ್ತೆ ಅಂತ ಹೇಳ್ತಾರೆ. ಮನೆ ಕ್ಲೀನಾಗಿಟ್ಟರೆ ದೇವತಾ ಸನ್ನಿಧಾನ ಬರುತ್ತೆ, ಇಲ್ಲದ್ರೆ ಕಲಿ ಸನ್ನಿಧಾನ ಬರುತ್ತೆ, ಹಸುರು ಬಂದುಬಿಡ್ತಾರೆ ಇಲ್ಲದ ಹೋದರೆ. ನಮ್ಮ ದೇಹ ಶುದ್ಧಿ ಹಾಗೂ ಗೃಹ ಶುದ್ಧಿ ಹಾಗಾಗಬೇಕು. ಮನೆಯೂ ಒಂದು ದೇಹನ ಒಂದು ಗೃಹ ಇದ್ದಾಗೆ, ಇದು ಮನೆಯೇ, ಅದು ಮನೆಯೇ, ಮನೆಯೊಳಗೆ ಒಂದು ಮನೆ ಇದ್ದಾಗಷ್ಟೇ. ಮನೆ ಸ್ವಚ್ಛವಾಗಿರಬೇಕು, ನೇತ್ರಗಳು ಬರಹಾಗಿರಬೇಕು, ಮನೆಯಲ್ಲಿ ಗ್ರಂಥಗಳಿರಬೇಕು, ನಿತ್ಯ ಅದಕ್ಕೆ ನಮಸ್ಕಾರ ಹಾಕೋ ಅಭ್ಯಾಸ ಮಾಡ್ಕೋಬೇಕು. ಕಣ್ಣಿನ ನೋಡಿ ಎಷ್ಟು ವಿಷಯ ಗೊತ್ತಾಗ, ಸ್ವರಮೂಲ ಓದೋ ಅಧಿಕಾರ ಇಲ್ಲ, ಗ್ರಂಥ ನೋಡೋ ಅಧಿಕಾರ ಇಲ್ವಾ? ಹೆಸರು ಹೇಳಬಾರ್ದ, 37 ಗ್ರಂಥ ಚಕ ಚಕ ಹೇಳ್ಬಿಡ್ಬೇಕು ಹೆಂಗಸರು. ಆಚಾರ 37 ಗ್ರಂಥಗಳ ಹೆಸರನ್ನು ಪಟ್ಟನ ಹೇಳಬೇಕು, ಆ ರೀತಿ ಮಕ್ಕಳನ್ನು ತಯಾರು ಮಾಡಬೇಕು. ಅದನ್ನು ಬಿಟ್ಟುಬಿಟ್ಟು ಇವರಿಗೆ ಗೊತ್ತಿಲ್ಲ ಪಾಪ ಅವ್ರು ತಯಾರು ಮಾಡೋ ಸ್ಥಿತಿಯಲ್ಲಿರ್ತಾರೆ, ಇದರಲ್ಲ ಕಲ್ತ್ಕೋಬೇಕು. ಅದು ಎಷ್ಟು ಪುಣ್ಯ ಬರುತ್ತೆ, ಮಕ್ಕಳಿಗೆ ಓದ್ಸಕ್ಕೆ ಬರುತ್ತೆ. ಎಷ್ಟು ಗ್ರಂಥ ಓದಿಲ್ಲ ನೋಡಿ ನೀನೀಗ, ಇಷ್ಟೆಲ್ಲ ಓದಬೇಕು ಅಂತ ಹೇಳಿದರೆ ಒಳ್ಳೆ ಸ್ಫೂರ್ತಿ ಬರುತ್ತೆ. ಆ ಅಭ್ಯಾಸ ಮಾಡಿಸಿ ಮುಂದೆ ಮನೆ ಸ್ವಚ್ಛವಾಗಿಡೋದು, ಅಡುಗೆ ಮನೆ ಸ್ವಚ್ಛವಾಗಿಡೋದು. ಇವತ್ತು ಸ್ವಚ್ಛವಾಗಿಡೋ ಚಾನ್ಸ್ ಇಲ್ಲ ಅಡುಗೆ ಮನೇನ, ಅಡುಗೆ ಮನೆ ಇರೋದೇ ಇಲ್ಲ ಪಾಪ ಈಗ. ದರ್ಶನಿಗಳಿಗೆ ಹೋಗಿಬಿಡ್ತಾರಲ್ಲ, ಅಡುಗೆ ಮನೆಯಲ್ಲಿ ಇರೋದಿಲ್ಲ ಫಸ್ಟ್. ಅಡುಗೆ ಮನೆ ಇರಬೇಕು, ದೇವ್ರ ಮನೆ ಇರಬೇಕು, ವ್ಯಾಸಪೀಠ ಇರಬೇಕು ಮನೆಯಲ್ಲಿ, ಅದರ ವ್ಯವಸ್ಥಿತ ನೋಡ್ಕೋಬೇಕು. ಅದರಿಂದ ಮುಂದೆ ವಂಶ ಬೆಳೆಯುತ್ತೆ ಅಂತ ಹೇಳ್ತಾರೆ. ವಿಷ್ಣು ತೀರ್ಥರ ಕಥೆಯಲ್ಲಿ ಹೇಳ್ತಾರೆ. ಒಬ್ಬರು ಮದುವೆಯಾಗಿ 12 ವರ್ಷ ಆಗಿದ್ದಿಲ್ಲವಂತೆ, ಮಕ್ಕಳೇ ಆಗಿರಲಿಲ್ಲ, 12 ವರ್ಷ ಆಗಿ ಅವ್ರು ಬಂದು ಕೇಳ್ತಾರೆ ವಿಷ್ಣು ತೀರ್ಥರನ್ನ, ಒಬ್ಬ ಅಧಿಕಾರಿ ಅಂತ. ಅವತ್ತು ಅಧಿಕಾರಿ ವಿಷ್ಣು ತೀರ್ಥರ ಗುರುಗಳು ಹೇಳಿದ್ರಂತೆ, ಯೋಚನೆ ಮಾಡಬೇಡ, ದಿವಸ ಮನೆಯಲ್ಲಿ ಪಾಠದ ಕಾಲಕ್ಕೆ ನಿನ್ನ ಸೊಸೆ ದೀಪ ಹಚ್ಚಿಡಲಿ, ಮಕ್ಕಳಾಗ್ತಾರೆ ಅಂತೇಳಿ ಅಷ್ಟೇ. ಪ್ರತಿ ದಿವಸ ಮನೆಯಲ್ಲಿ ಪಾಠ, ಆ ಕಾಲಕ್ಕೆ ದೀಪ ಹಚ್ಚಿಡೋದು, ದೇವ್ರನ್ನ ದೀಪ ಹಚ್ಚಿಡೋದು, ಅದು ಎಷ್ಟು ಪುಣ್ಯ ಕೊಡೋದು ಗೊತ್ತಾ? ರಾಯರ ಸ್ತೋತ್ರ ಹೇಳ್ತಾರೆ, ದೀಪ ಸಂಯೋಜನಾತ್ ಜ್ಞಾನಂ ಪುತ್ರಲಾಭೋ ಹೋವೇ ಧ್ರುವಂ. ಒಂದು ಜ್ಞಾನಪುತ್ರ ಈ ಪುತ್ರ ಎರಡು ಬರುತ್ತೆ ದೀಪ ಹಚ್ಚಿಟ್ಟು. ಮನೆಯಲ್ಲಿ ನಂದಾದೀಪ ಆರದಂತೆ ನೋಡ್ಕೋಬೇಕು, ವೆರಿ ಇಂಪಾರ್ಟೆಂಟ್. ನಂದಾದೀಪ ಆರಿಸಬಾರ್ದು, ಮನೆ ದೀಪ ಹಚ್ಚಕ್ಕೂ ಹೆಂಗಸಬೇಕು ಅಂತ ನೆನಪಿರಬೇಕು. ದೀಪ ಸಂರಕ್ಷಣೆ ಮಾಡೋದು ಹೆಂಗಸರಿ ಕೆಲಸ, ಉಡು ದೀಪ ಮಂಗಳಾರತಿಯಲ್ಲ ಗಂಡಸರು ಮಾಡ್ತಾರೆ. ಆ ದೀಪ ಆರಿಸಬಾರ್ದು, ಆ ದೀಪ ಆರಿಸಿ ಮನೆಯ ದೀಪ ಅಂತ ಅದಕ್ಕೆ ಹೆಂಗಸರನ್ನು ಕರೆಯೋದು. ಮನೆಯ ದೀಪ, ದೀಪದ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಅದು ಆರಿಸಿ ಹಚ್ಚಿದ್ರೆ ದೀಪ ಅಲ್ಲ ನೆನಪಿರಬೇಕು. ಆ ರೀತಿ ಉಫ್ ಅಂತ ಆರಿಸಿಬಿಡೋದು ಮತ್ತೆ ಹತ್ತು ಆರದಂತೆ ನೋಡ್ಕೋಬೇಕಲ್ಲ. ಆರೋದಕ್ಕೆ ಇನ್ನೊಂದು ದೀಪಕ್ಕೆ ಹಚ್ಚಿಟ್ಟು ಇದು ಸರಿ ಮಾಡಿ ಮತ್ತೆ ಇದರಿಂದ ಹಚ್ಚಬೇಕು. ಕಂಟಿನ್ಯೂ ಅದು ಪ್ರವಾಹ ಕಂಟಿನ್ಯೂ ಆಗ್ತಿರ್ಬೇಕು. ಅದನ್ನು ದೀಪ ನಂದಾದೀಪ ಅಂದರೆ ಎಂದೂ ನಂದಬಾರದು. ಒಂದ್ಸರಿ ತಾರಿದ್ರೆ ನಂದಾದೀಪ ಅಲ್ಲ, ಜವಾಬ್ದಾರಿ ಇರಬೇಕು. ಮನೆಯಲ್ಲಿ ಹಿಂದಿನ ಕಾಲಕ್ಕೆ ಎಷ್ಟು ಮಟ್ಟಿಗೆ ಅಂತ ಕೇಳಿದರೆ, ಗುರುಗಳು ಮನೆ ಬಿಟ್ಟು ಹೋದರೆ ಇಡೀ ಜವಾಬ್ದಾರಿ ಹೆಂಡತಿದ್ರು. ಅದೇ ದೀಪ ನೋಡ್ಕೋಬೇಕು, ಜ್ಞಾನಕಾರ್ಯ ನಿಲ್ಲಬಾರದು. ಯಜ್ಞ ಸಂರಕ್ಷಣೆ ಕೆಲಸ ಹೆಂಗಸದಾಗಿರ್ತಿತ್ತು. ನಿತ್ಯ ಅಗ್ನಿಹೋತ್ರಿಗಳು ಬೆಂಕಿ ಆರದಂತೆ ನೋಡ್ಕೋಬೇಕು ಅವರು. ಇಷ್ಟೆಲ್ಲ ಜವಾಬ್ದಾರಿ ಕೊಟ್ಟಿರ್ತಾರೆ. ಒಲೆಯಲ್ಲಿ ಬೆಂಕಿ ಆರಬಾರದು, ಅಗ್ನಿಹೋತ್ರ ನಡೀಬೇಕು. ಇಲ್ಲಿ ದೇವ್ರನ್ನ ದೀಪ ಆರಬಾರ್ದು, ಆ ವ್ಯವಸ್ಥೆ ಇರ್ತದೆ. ದೇವ್ರ ಪಾತ್ರೆ ತೊಳೆಯೋದು ದೊಡ್ಡ ನಮ್ಮ ಜೀವನದ ಸಾರ್ಥಕ್ಯ. ದೇವ್ರ ಪಾತ್ರೆ ತೊಳೆಯೋದು, ಆಮೇಲೆ ದೇವ್ರ ಸ್ವಚ್ಛವಾಗಿ ದೇವ್ರ ಮನೆ ಇಡೋದು, ಇಡೀ ಮನೆ ಇಡೋದು, ಅದೆಲ್ಲ ಮಾಡಿಕೊಂಡು ಕಾರಕ್ಕೆಲ್ಲ ಸ್ತೋತ್ರ ಪಾಠ ಹೇಳ್ತಿರೋದು. ಆ ಕಾಲ ಸುಮ್ಮನೆ ಮೆಕ್ಯಾನಿಕಲಿ ಮಾಡಬಾರ್ದು, ಎಲ್ಲ ಸ್ತೋತ್ರ ಪಾಠ ಅವೆಲ್ಲ ಹೇಳ್ತಾ ಇದ್ರೆ ಎಷ್ಟು ಧರ್ಮ ಉಳಿಯುತ್ತೆ ಗೊತ್ತಾ? ಅರ್ಥ ತಿಳ್ಕೊಳ್ಳೋ ಕೆಪಾಸಿಟಿ ಬರುತ್ತೆ. ಮೊದಲೆಲ್ಲ ಬಾಯ್ಪಾಟ್ ಆಗಿರುತ್ತಲ್ಲ, ಫಸ್ಟ್ ಕ್ಲಾಸ್ ಅರ್ಥ ತಿಳ್ಕೊಳ್ಳುತ್ತೆ. ಅರ್ಥ ತಿಳ್ಕೊಂಡು ಮನೆ ಮುಂದೆ ಎಲ್ಲರೂ ಹೇಳ್ಬೋದು ಜನಗಳಿಗೆ. ದ್ರೌಪದಿ ದೇವಿ ಹೇಳಿದ ಧರ್ಮಗಳಲ್ಲಿ ಅದು ಒಂದು ಅಂತ ಆಚಾರ್ಯರು ತೋರಿಸ್ಕೊಡ್ತಾರೆ. ಹೆಂಗಸರನ್ನೆಲ್ಲ ಕೂಡಿಸ್ಕೊಂಡು ದ್ರೌಪದಿ ದೇವಿ ಪ್ರವಚನ ಮಾಡ್ತಿದ್ರಲ್ಲ, ಆಚಾರ್ಯ ನಿರ್ಣಯದಲ್ಲಿ ಬರೀತಾರೆ, ಅಂತಃಪುರಸ್ಥಸ್ಯ ಜನಸ್ಯ ಕೃಷ್ಣಾತು ಆಸೀತ್ ಹರೇಹೇ ಧರ್ಮ ನಿದರ್ಶನೀಚ. ಅದು ಪುರಾಣದ ಕಥೆ, ಮಹಾಭಾರತದ ಕಥೆಯಾಯಿತು. ರಾಯರಿಂದ ಇದನ್ನು ಹೇಳ್ತಾರೆ, ರಾಯರ ತಾಯಿ ಗೋಪಿಕಾಂಬ ಮಹಿಳೆಯರನ್ನು ಗೋಷ್ಠಿ ಮಾಡಿಕೊಂಡು ಎಲ್ಲ ಅವರಿಗೆಲ್ಲ ಪ್ರವಚನ ಮಾಡ್ತಿದ್ದಿರಂತೆ. ಅವ್ರ ಮುಂದೆ ನೆನಪಿರಬೇಕು, ರಾಘವೇಂದ್ರದಲ್ಲಿ ಮಾತು ಬರುತ್ತೆ. ಅದರಿಂದ ಎಂಥ ಮಗ ಹುಟ್ಟಿದ್ದಾರೆ ಲೆಕ್ಕ ಹಾಕಿಯವರು. ಇಡೀ ಲೋಕಕ್ಕೆ ಜ್ಞಾನ ಕೊಡ್ತಕ್ಕಂಥವ್ರು ರಾಘವೇಂದ್ರ ಸ್ವಾಮಿ ಹುಟ್ಟಿದ್ದಾರೆ ಅಂತ ತಿಳ್ಕೊಂಡ್ರೆ ಹೆಂಗಸರು ಮಾಡಬೇಕಾದ ಸಾಧನೆ ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಮನೆಗಳೇ ಟೋಟಲಿ ವಾತಾವರಣ ಚೇಂಜ್ ಮಾಡಬಹುದು. ಅದರ ಮುಂದಿನ ಭಾಗವಾಗಿ ಗಂಡರಿಗೆ ಅನುಕೂಲವಾಗಿರೋ ಅಭ್ಯಾಸ ಮಾಡ್ಕೋಬೇಕು. ಸಾಮಾನ್ಯವಾಗಿ ಇಷ್ಟೆಲ್ಲ ಮಾಡಿದಾಗ ಕೆಟ್ಟಗಂಡ ಸಿಗೋ ಚಾನ್ಸಸ್ ಭಾಳ ಕಡಿಮೆ. ಇಷ್ಟ ರಥ ಉಪವಾಸ ಮಾಡಿದವರಿಗೆ ಕೆಟ್ಟಗಂಡ ಸಿಗೋ ಚಾನ್ಸಸ್ ಇಲ್ಲ. ದೈವಾನುಗ್ರಹ ಇರುತ್ತಾದ್ರಿಂದ ಅಂತ ಎಲಿಮಿನೇಟ್ ಆಗಿಬಿಟ್ಟ, ಅದು ನೆನಪಿರಲಿ. ಅದು ಆಯುಷ್ಯ ಇರಬೇಕು ಗಂಡನಿಗೆ, ಆರೋಗ್ಯ ಇರಬೇಕು, ಜ್ಞಾನ ಇರಬೇಕು, ಮೂರು ಇರಬೇಕು. ಆ ಮೂರು ಬರೋದು ಯಾವಾಗ? ಹೆಂಡತಿಯ ತಪಸ್ಸಿನ ಫಲ ಆಗಬೇಕು. ಗಂಡಸಿನ ತಪಸ್ಸಿನ ಫಲ ಹೌದು, ಹೆಂಡತಿ ತಪಸ್ಸಿನ ಫಲ ಹೌದು. ಇಂಥ ಹೆಂಡತಿ ಸಿಗಬೇಕಾದ್ರೆ ಅವನು ಪುಣ್ಯ ಮಾಡಿರಬೇಕು. ಅಂತ ಗಂಡ ಸಿಗಲಿಕ್ಕೆ ಇವಳು ಪುಣ್ಯ ಮಾಡಿರಬೇಕು. ಇವತ್ತು ನಾನು ಮಾಡಿದ್ದೀನಿ ಅಂತ ಇವ್ರು ನಾನು ಸಿಕ್ಕಿದ್ದೀನಿ ಪುಣ್ಯ ಅಂತ ಅವ್ರಿಗೆ ಹೇಳೋದು, ನೀನು ನಾನು ಪುಣ್ಯ ಅಂತ ಹೇಳೋದು, ಇಬ್ಬರು ಪಾಪಿಗಳೇ ಆಗ್ತಾರೆ. ಹಾಗಾಗಬಾರ್ದು. ಇವತ್ತು ತಾವು ಪುಣ್ಯ ಅಂತೇಳಿ ಅಹಂಕಾರ ಪಟ್ಟಾಗುತ್ತೆ. ನನ್ನಂಥ ಒಬ್ಬ ವ್ಯಕ್ತಿ ಇಲ್ಲ ಅಂತ ಅವನು ಅಂದ್ಕೊಳ್ಳೋದೇನೆ, ಸಂತೋಷ ಪಡಬೇಕು. ಅದಕ್ಕೆ ದಾಸರು ಹೇಳ್ತಾರೆ, ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆರ್ತ ಹಿಡಿಸಿದಳಯ್ಯ. ಎಷ್ಟೋ ಜನ ನೋಡಿದ್ದೇನೆ, ಬೆಳಗಾಮಿಗೆ ಹೋದ ಕಾಲಕ್ಕೆ ಒಬ್ಬರು ಬಂದರು, ಪಾಪ ಮನೆ ಕರ್ಕೊಂಡು ಹೋಗಿದ್ರು, ಮಾತಾಡಿದರು. ನಾನು ತುಂಬ ದುಷ್ಟದಾಗಿದ್ದೆ ಮೊದಲು, ಬೀಡಿ ಸಿಗರೇಟು ನಿತ್ಯ ಅಭ್ಯಾಸ ಆಗಿತ್ತು ನನಗೆ. ಮದುವೆ ಆಯಿತು, ಎಲ್ಲ ಬಿಡಿಸಲಿಕ್ಕೆ ಅಂತ ಹೆಂಡತಿ ಅಂತ ಎಲ್ಲ ಬಿಡಿಸಿ ಇವತ್ತು ನಾನು ದೇವ್ರ ಪೂಜೆ ಮಾಡಿಕೊಂಡು ಏಕಾಶಿ ಉಪವಾಸ ಮಾಡ್ತಿದ್ದೀನಿ ಅಂದರೆ ನನ್ನ ಹೆಂಡತಿ ಕಾರಣ ಅಂತ ಹೇಳಿ ಈ ರೀತಿ ಇರಬೇಕು. ಯಾಕಂದ್ರೆ ಹೇಳ್ತಾರೆ, ನಾನು ಏಕಾಶಿ ಪೂಜೆ ಬಿಡಲಿಕ್ಕೆ ನನ್ನ ಹೆಂಡತಿ ಕಾರಣ ಅಂತ ಆಗಬಾರ್ದು. ಅಂಥ ಕೇಸ್ 199 ಅಂತವೇ ಸಿಗೋದು, ಹಾಗಾಗಬಾರ್ದು. ಅದಕ್ಕೆ ಕೇಳಬೇಕು, ಎಷ್ಟು ಕಂಡೀಷನ್ ಹಾಕಿಬಿಡಬೇಕು. ಇಲ್ಲೇ ನಿಮಗೆ ಆಶ್ಚರ್ಯ, ಇವತ್ತು ತುಂಬ ಇನ್ನೊಂದು ವಿಷಯ ಹೇಳ್ತೀನಿ ನೆನಪಿರಲಿ, ಈ ಮಾಸ ಧರ್ಮ ಪಾಲನೆ ತಪ್ಪಬಾರ್ದು. ಮಾಸ ಧರ್ಮ 3 ದಿವಸ ಹೊರಗೆ ಕೊಡೋದನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಇವತ್ತು ಎಷ್ಟು ನೀವು ಮಂತ್ರ ಸ್ತೋತ್ರ ಹೇಳಿ ಉಪಯೋಗ ಫಾಲೋ ಮಾಡದೆ ಹೋಗಿಬಿಟ್ರೆ ಎಷ್ಟೋ ಜನ ಅಂಥವ್ರು ಇದ್ದವ್ರಿಗೆ ಗೊತ್ತಾ? ಆ ಮನೆಯಲ್ಲಿ ಮೈಲಿಗೆ ಮಯ ಆಗ್ಬೋದು, ಬ್ರಹ್ಮಹತ್ಯೆ ದೋಷ, ಮನೆ ತುಂಬ ತುಂಬ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ. ಯಾವ ಮನೆ ಮುಂದೆ ಬರುತ್ತೆ? ಅದರಿಂದ ತುಂಬ ಜನ ಭಾರಿ ಸಂಕೋಚ ಪಡ್ತಾರೆ. ಸಂಕೋಚ ಪಡೋ ಕಾರಣ ಇಲ್ಲ, ಗಂಡಸರು ಸೂತಕ ಬಂದ ಹೊರಗಿರ್ತಾರ ಇಲ್ವೋ, ಆ ರೀತಿ ಅಷ್ಟೆ. ನಿಮಗೆ ಒಂದು ಅಡ್ವಾಂಟೇಜು, 3 ದಿವಸ ರೆಸ್ಟ್ ಸಿಕ್ತೀವಿ, ಫಸ್ಟ್ ಆಫ್ ಆಲ್ 3 ದಿವಸ ವಿಶ್ರಾಂತಿ ಸಿಕ್ಕಿದೆ. ಎರಡನೇದಾಗಿ ಅದು ಇಂದ್ರದೇವರ ಜೊತೆಗೆ ಮಾಡಿಕೊಂಡು ಹೆಂಗಸರು ಮಾಡಿಕೊಂಡು ಅಗ್ರಿಮೆಂಟ್ ಅದು ಒಂದು. ಆ ರೀತಿ ಫಾಲೋ ಮಾಡಿದರೆ ರಕ್ಷಣೆಯ ಜವಾಬ್ದಾರಿ ಅವ್ರದ್ದು, ಅಗ್ರಿಮೆಂಟ್ ಫಾಲೋ ಮಾಡಿದರೆ ಕಾಪಾಡೋ ಜವಾಬ್ದಾರಿ ಅವ್ರದ್ದು. ಬಿಟ್ಟುಬಿಟ್ರೆ ಶಾಪ ಕೊಡ್ತಾರೆ. ಆದ್ದರಿಂದ ಮಾಸ ಧರ್ಮವನ್ನು ಪಾಲನೆ ಮಾಡಲೇಬೇಕು. ಅದು ನಮ್ಮ ಕಲ್ಯಾಣಕ್ಕೂ ಮಾಡಬೇಕು, ಮನೆಗೆ ಬೇರೆಯವ್ರು ಬರ್ತಾರೆ ಅವ್ರ ಸುಖಕ್ಕೋಸ್ಕರ ಮಾಡಬೇಕು. ಈ ಮತ್ತೆ ಎಷ್ಟೋ ಜನ ಮನೆಗೆ ಹೋಗಿಬಿಟ್ರೆ ನಿಮಗೆ ಎಷ್ಟೋ ನಿಮಗೆ ಅನುಭವ ಇರುತ್ತೆ, ನಾನು ಹೇಳಬೇಕಾಗಿರಲ್ಲ. ಎಷ್ಟೋ ಜನ ಕುಂಭಕೊಳ್ಳಕ್ಕೆ ಬರ್ತಾರಂತೆ, ನಾನು ಒಳಗೆಲ್ಲ ನಡೆಯುತ್ತಾ ಅಂತ ಕೇಳ್ತಾರೆ, ಅದೇನು ಹೇಳ್ಬೇಕು ಹೇಳಿ ನೋಡೋಣ ಅಂತ. ಒಬ್ಬ ಹೆಂಗಸು ಫೋನ್ ಮಾಡಿದ್ರು ಒಂದು ಸಲ, ದಿವಸ ಪ್ರವೇಶರಿಗೆ ಬರ್ತಿದ್ರು, ಬರೋ ದಿವಸ ಮಗಳೆ ಇತ್ತು. ಹಿಂದೆ ರಾತ್ರಿ ಫೋನ್ ಮಾಡ್ತಾರೆ, ಆಚಾರ್ಯ ನಾಡು ಪ್ರವೇಶರು ಬರ್ಬೋದಾ ನಾನು ಮಂಗಳಕ್ಕೆ ಅಂತ ಕೇಳಿ, ಬರ್ಬೋದು ಏನು ಅಂತ ಕೇಳಿದೆ. ಒಳಗಿಲ್ಲ ಮತ್ತೆ ಕೇಳ್ತಾರೆ, ನಾಚಿಕೆ ಆಗಲ್ಲ ಅಂತ ಕೇಳಿದ್ರೆ ಅರ್ಥನೇ ಇಲ್ಲ ಅವರಿಗೆ. ಇಲ್ಲ ನಾನು ಸಾಮಾನ್ಯ ಹೋಗ್ತಿರ್ತೀನಿ, ಆದರೆ ಇಷ್ಟು ಸೇಡಿದ್ರಲ್ಲ ಯಾಕೋ ಸಂಕೋಚ ಆಯಿತು ಕೇಳಿದೆ ಅಂತ ಹೇಳಿದ್ರು. ಪುಣ್ಯ ಕೇಳಿಲ್ಲ ಅಲ್ಲ, ಬಂದರೆ ಏನು ಮಾಡಬೇಕಾಗಿತ್ತು ಅಂದರೆ ಎಷ್ಟು ಮಟ್ಟ ಹಿಂದಿದ್ದಾರೆ ಅಂದರೆ ಅರ್ಥನೇ ಆಗಿಲ್ಲ ಯಾರಿಗೂ ಕೂಡ. ಅದು ಅವಮರ್ಯಾದೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಪಾಪ. ಅದು ಅವಮಾನ ಅವಮರ್ಯಾದೆ ಏನಲ್ಲ, ಆಸ್ಪತ್ರೆಯಲ್ಲಿ ರೋಗ ಬಂದರೆ ಅವಮಾನ ಅನ್ನೋದು ಒಂದು ಯಾವ ಅವಮಾನ ಕಾರಣನೇ ಇಲ್ಲ ಅದೆಲ್ಲ ಕೂಡ. ಫೇಲ್ ಆದರೆ ಅವಮಾನ, ಧರ್ಮ ಬಿಟ್ಟರೆ ಅವಮಾನ, ಇದಕ್ಕೆ ಅವಮಾನ ಆಗುತ್ತೆ? ಖಂಡಿತ ಅವಮಾನ ಅಲ್ಲ. ಚಳಿ ಬಿಸಿಲು ಮಳೆ ಗಾಡಿಗಳ ನಿಂದಿಸಿದೆ ಅಂತ ಹೇಳ್ತಾರೆ ದಾಸರು. ಬೈಕೋಬಾರದು ಅಂತ ಸೂತಕ, ನಾವು ಬೈಕೋಬಾರದು, ವೃದ್ಧಿನ ಬೈಕೋಬಾರದು. ಅವೆಲ್ಲ ದೇವತೆಗಳ ಜೊತೆ ನಮ್ಮಿರ್ತಕ್ಕಂಥ ಒಂದು ವ್ಯವಸ್ಥೆ, ವ್ಯವಸ್ಥೆಯನ್ನು ಬೈದ್ರೆ ಅರ್ಥ ಇಲ್ಲ. ನೋಡಿ, ನಿನ್ನ ಮೊನ್ನೆ ಅನೌನ್ಸ್ ಮಾಡಿದರು ಅಯೋಧ್ಯೆ ಗಲಾಟೆ ಎರಡು ದಿವಸ ರಜಾ ಅಂತ ಅನೌನ್ಸ್ ಮಾಡಿಬಿಟ್ರು. ಗಲಾಟೆ ಆಗಲಿ ಮತ್ತೆ ಬನ್ನಿ ಅಂತ ಕರೆದ್ರು. ನಾವು ಯಾರು ಕೇಳಾಗಿಲ್ಲ, ನೀವು ಆದರೆ ನೀವು ಅಷ್ಟೇ. ಹೇಳೋದಕ್ಕೆ ಕರೆಯೋದಕ್ಕೆ ಹಕ್ಕಿದೆ, ಬೇಡ ಅಂತ ಹೇಳೋದಕ್ಕೆ ಹಕ್ಕಿದೆ ಅವರಿಗೆ. ಆ ದೇವತೆಗಳು ಹೇಳಿದ್ರು ಫಾಲೋ ಮಾಡಬೇಕಷ್ಟೇ, ಬರಬೇಡಿ ಅಂದರೆ ಬರಬೇಡಿ, ಬನ್ನಿ ಅಂದರೆ ಬನ್ನಿ. ಆದಷ್ಟು ಫಾಲೋ ಮಾಡಬೇಕಾದ ತುಂಬ ಧರ್ಮ ಇದೆ. ದೊಡ್ಡ ಸ್ವಾಮಿಗಳು ಹೇಳ್ತಾ ಇದ್ರು, ಪಾಪ ಆಚಾರ್ಯ ಎಲ್ಲ ಮಾತಾಡ್ತಾ ಕೂತಾರೆ, ಸ್ವಾಮಿಗಳು ಹೇಳ್ತಾ ಇದ್ರು. ಏನೋ ಪಾದ ಪೂಜೆಗೆ ಅಂತ ಹೋಗ್ತಾ ಇದ್ವಿ ಹಿಂದೆ, ಭಿಕ್ಷೆಗೆ ಎಲ್ಲ ಮನೆಗೆ ಆಗದವರು ಪಾದ ಪೂಜೆಗೆ ಹೋಗ್ತಾ ಇದ್ವಿ. ಈಗ ಅದಕ್ಕೂ ನಿಮ್ಗೆ ಭಾರಿ ಭಯ ಆಗುತ್ತೆ, ಸ್ವಾಮಿಗಳು ಭಯ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮನೆಯೆಲ್ಲ ಮೈಲಿ ಯಾರು ಬಂದ್ಬಿಡ್ತಾರೆ ಏನೇ ಗೊತ್ತು? ಕೆಲವರಂತೂ ಕೂಡೋದು ಹ್ಯಾಕ್ ಕೂತಿರ್ತಾರೆ ಗೊತ್ತಾ, ಎಲ್ಲ ಉಪಯೋಗಿಸಿರ್ತಾರೆ. ಅಡುಗೆ ಮನೆಗೊಂದು ಹೋಗೋದಿಲ್ಲ ಅಂತ ಕೆಲವರು, ದೇವ್ರ ಮನೆಗೊಂದು ಹೋಗೋದಿಲ್ಲ ಅಂತ ಕೆಲವರು. ಏನರ್ಥ ಅದರೊಳಗೆ? ಏನು ಫಾಲೋ ಮಾಡಿದ್ದು ಅಲ್ಲೇ ಅಲ್ಲ, ಮನೆ ತುಂಬ ಮುಟ್ಟಿಸಿ ಓಡಾಡಿದರೆ ಅದು ಮೈಲಿಗೆ ಮನೆ ಇದ್ದ ಹಾಗೆ ಲೆಕ್ಕ. ಯೋಚನೆ ಮಾಡಿ, ಮನೆಯಲ್ಲಿ ದೇವರಿದ್ದಾರೆ, ಗುರುಗಳು ಬರ್ತಾರೆ, ಮನೆಗೆ ದೊಡ್ಡ ದೊಡ್ಡ ಸ್ವಾಮಿಗಳು ಬರ್ತಿರ್ತಾರೆ, ನಮ್ಮನೆ ಬರೋದೇ ಇಲ್ಲ ಅಂತ ಹೇಳಿದ್ರೆ ನಾಚಿಕೆ ಬಿಡ್ಬೋದು. ನಮ್ಮನೆ ಬರೋದಿಲ್ಲ ಬಿಡ್ರಿ, ಗ್ಯಾರಂಟಿ ಇದೆ, ಅದಕ್ಕೆ ನಾವು ಕೂಡೋದಿಲ್ಲ ಅಂತ ಕೇಳಿದರೆ ನಿಮ್ಮ ಮನೆಯೇ ಅಲ್ಲ ಹಾಗಿದ್ರೆ. ದೊಡ್ಡವರು ಗುರುಗಳು ಬರೋ ಐಡಿಯಾ ಇಲ್ಲ ಅಂತ ಹೇಳಿದ್ರೆ ಮನೆ ಹತ್ತಿ ಕೇರಬೇಕಾಗಿದ್ರೆ ಮನೆಯೇ ಅಲ್ಲ. ಎಲ್ಲ ಯೋಚನೆ ಮಾಡಬೇಕು. ನಮ್ಮಿಂದ ರೋಡ್ನಲ್ಲಿ ಕೇರ್ಫುಲ್ ಆಗಿ ಹೋಗ್ಬೇಕಾದ್ರೆ ಎರಡು ಕಾರಣ, ನಮ್ಮ ಜರ್ನಿ ಸುಖಕರ ಆಗಬೇಕು, ಉಳಿದವ್ರು ನಮ್ಮಿಂದ ಸಾಯ್ಬಾರ್ದು. ನಾವೆಲ್ಲ ಯೋಚನೆ ಮಾಡ್ತಾ ಹೊರಟು ಅವನು ಸಾಯ್ತಾನೆ ಮತ್ತೆ ಅಂತ ಆಕ್ಸಿಡೆಂಟ್ ಆಗೋದಿಲ್ವಾ? ಆ ಜವಾಬ್ದಾರಿಯಿಂದ ಮಾಡಿದರೆ ಇದನ್ನೆಲ್ಲ ಮಕ್ಕಳು ಸ್ತ್ರೀ ಧರ್ಮದಲ್ಲಿ ದೊಡ್ಡ ಸ್ತ್ರೀ ಧರ್ಮ ಅದು, ತಪ್ಪದೇ ಪಾಲನೆ ಮಾಡಬೇಕು. ಅಟ್ಟೆಲ್ಲ ಬಾಡಿ ಮುಂದೆ ಅವ್ರು ಸುಖ ಪಡಬಾರದ ಬೇಡ ಅಂತ ಶಾಸ್ತ್ರ ಹೇಳೇ ಇಲ್ಲ. ಅರಿಷಿದ್ಧ ಸುಖತ್ಯಾಗಿ ಪಶುರೇವರ ಸಂಶಯ, ಜೀವನದಲ್ಲಿ ಸುಖಕ್ಕೆ ಶಾಸ್ತ್ರ ಬೇಡ ಅಂತ ಹೇಳಲಿಲ್ಲ, ಭಕ್ಷ್ಯಭೋಜ್ಯ ತಿನ್ನಕ್ಕೆ ಬೇಡ ಅಂತ ಹೇಳಲಿಲ್ಲ, ನಿಷಿದ್ಧ ಪದಾರ್ಥ ಬಿಡೋದನ್ನು ಹೇಳ್ಕೊಡ್ಬೇಕು. ಇದು ಅಡುಗೆ ಮನೆಯಿಂದನೇ ಶುರುವಾಗಬೇಕು, ಫಸ್ಟ್ ಅಡುಗೆ ಮನೆಯಿಂದ ಶುರುವಾಗಬೇಕು. ಎಷ್ಟು ಹೇಳಿದ್ರು ಕೂಡ ಮಾಡೋರವರತ್ತಾನೆ ಅಡುಗೆನ, ಪುರಾಣ ಸಾವಿರ ಹೇಳಿರ್ತಾರೆ ಸುಮ್ಮನೆ ತಿನ್ನರಿ ಈರುಳ್ಳಿ ಅಂತ ಏನು ಮಾಡ್ತೇನೆ ಹಾಗಿದ್ರೆ? ಅವ್ರಿಗೆ ಧರ್ಮ ಗೊತ್ತಾಗಬೇಕು. ಏನು ತಿಂತಾನೋ ಅದೇ ಮನಸ್ಪರಣವಾಗ ಮನಸ್ಸು ಬರುತ್ತಂತೆ. ಉಪನಿಷತ್ ಹೇಳುತ್ತೆ, ಅನ್ನಮಸಿತಂ ತ್ರೇಧಾ ವಿಧೀಯತೆ, ತಿಂದ ಅನ್ನ ಮೂರು ಭಾಗ ಆಗುತ್ತೆ, ಆದರೆ ಸೂಕ್ಷ್ಮ ಭಾಗನೇ ಮೈಂಡ್ ಆಗುತ್ತೆ. ನಿಷಿದ್ಧ ಪದಾರ್ಥ ತಿಂದರೆ ಮನಸ್ಸು ಕೆಟ್ಟ ಹೋಗುತ್ತೆ. ಆದ್ದರಿಂದ ಯಾರೂ ಕೂಡ ನಿಷಿದ್ಧ ಪದಾರ್ಥ ಮನೆಯಲ್ಲಿ ಮಾಡಬಾರ್ದು. ಕೆಲವರಂತೂ ಟೆಂಪ್ ಮಾಡ್ತಾರೆ, ಏನ್ರಿ ಟೊಮೆಟೊ ತಿನ್ನೋದಿಲ್ವ? ಅಯ್ಯೋ ಅಯ್ಯೋ ಎಷ್ಟು ವಿಟಮಿನ್ಸ್ ಇರುತ್ತೋ ಅಂತ ಅದರೊಳಗೆ. ಕ್ಯಾರೆಟ್ ತಿನ್ನೋದಿಲ್ವ? ಹಬ್ಬ, ಏನ್ರಿ ನಿಮ್ಮ ಬುದ್ಧಿನೇ ಇಲ್ಲ, ಯಾರು ಹೇಳಿದ್ದೆ ನಿಮಗೆ? ಹೀಗೆಲ್ಲ ಹೇಳಿ ಇದ್ಮಾಡ್ಕೊಂಡು ಇದು ಮಾಡಿಬಿಡ್ತಾರೆ. ಹಾಗೆ ವಿಟಮಿನ್ಸು ಬಗ್ಗೆ ಮಾತಾಡ್ತೀರಲ್ಲ, ನೀವು ಸರ್ವಮಲ ಓದಿಲ್ವಾ? ಅಯ್ಯೋ ಎಷ್ಟು ಮೂರ್ಖ, ಎಷ್ಟು ವಿಟಮಿನ್ಸ್ ಕರ್ಕೋತೀರಿ ಅಂತ ಯಾಕೆ ಹೇಳೋದಿಲ್ಲ ಅವರಾಗಿದ್ರೆ? ಅವರು ರಾಘವೇಂದ್ರ ಸೂತ್ರ ಬರೋದಿಲ್ಲ, ವಾಯುಸ್ಥಿತಿ ಬರೋದಿಲ್ಲ ನಿಮಗೆ, ಅದು ಕೇಳೋದಿಲ್ಲ ಯಾರು ಕೂಡ, ಗೊತ್ತಿದ್ದಿರ್ತಾರೆ ಅವರಿಗೆಲ್ಲ ಕೂಡ. ನಮಗೆ ಫಿಸಿಕಲ್ ವಿಟಮಿನ್ಸ್ ಬಗ್ಗೆ ಯೋಚನೆ ಮಾಡಿ ಗೊತ್ತಿದೆ, ಈ ವಿಟಮಿನ್ಸ್ ಯಾಕೆ ಗೊತ್ತಾಗೋದಿಲ್ಲ ನಿಮಗೆ? ನಿನ್ನ ನೆನಪಿಟ್ಟುಕೊಂಡಿರಿ, ಸಾತ್ವಿಕ ಆಹಾರದಿಂದ ಇವತ್ತೆಲ್ಲ ಹೇಳ್ತಿರೋದು ಅದನ್ನೇ. ಮಾತೆತ್ತಿದ್ರೆ ಹೇಳ್ತಾರೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ, 20 ವರ್ಷದವರೆಗೆ ಬರ್ತಾ ಇದೆ, 30 ವರ್ಷದವರೆಗೆ ಬರ್ತಾ ಇದೆ. ಯಾತಕ್ಕೆ ಅಂದರೆ ಬ್ಯಾಡ್ ಫುಡ್ ಹ್ಯಾಬಿಟ್ ಅಂತ ಶುರು ಮಾಡ್ತಾರೆ. ಫುಡ್ ತಿನ್ನು, ಆಹಾರದ ನಿಯಮನೇ ಆಗಿದೆ. ಹೆಂಗಸರೆಲ್ಲ ಎಷ್ಟು ಮಂತ್ರ ಸ್ತೋತ್ರ ಹೇಳಿದ್ರೆ ಉಪಯೋಗ ಇಲ್ಲ, ಆಹಾರ ನಿಯಂತ್ರಣ ತರಬೇಕು ಮನೆಯೊಳಗೆ. ನಿಷಿದ್ಧ ವಾತಾವರಣ ಮಾಡೋದಿಲ್ಲ ಅಂತ ಹೇಳಿಬಿಡ್ಬೇಕು. ಮಕ್ಕಳನ್ನ ಅಟ್ಲೀಸ್ ಮಾಡಿ, ಬೇರೆಗಳು ತಿನ್ನಕ್ಕೆ ಆಗೋದಿಲ್ಲ ಅವ್ರ ಕೈಲೇ, ಹೌದಲ್ಲ? ಸಾತ್ವಿಕ ಎಫೆಕ್ಟ್ ಮಾಡುತ್ತೆ. ಸಾತ್ವಿಕ ಗುಣಗಳು ನೋಡಿ ನೋಡಿ ಏನಾಗುತ್ತೆ ಅಂದರೆ ಕೆಟ್ಟದ್ದು ನಾನು ತಿನ್ನೋದಿಲ್ಲ ಆ ಭಾವನೆ ಬರುತ್ತೆ. ನಿಮಗೆ ಗೊತ್ತಿರಲಿ, ಇವತ್ತು ಎಷ್ಟೋ ಜನ ಬ್ರಾಹ್ಮಣರು ಮಾಧ್ವ ಬ್ರಾಹ್ಮಣರು ಮಾಂಸಾಹಾರಿಗಳಿದ್ದಾರೆ ಗೊತ್ತಾ ನಿಮಗೆ? ಮಾಂಸಾಹಾರಿಗಳು ಕುಡಿತಾರೆ, ತಿಂತಾರೆ, ಮಾಡಬಾರ್ದು ಮಾಡ್ತಾರೆ. ಅವ್ರು ಗುಟ್ಟಾಗೆಲ್ಲ ಕೆಲವು ಮನೆಯವರೆಲ್ಲ ಹೇಗಿರ್ತಾರೆ ಗೊತ್ತಾ? ಕೆಲವರು ಮನೆಯವರೆಲ್ಲ ಮಾಸಲ್ಲಿ ಕುಡಿತಾರೆ, ಮಾಸಲ್ಲಿ ತಿಂತಾರೆ. ಇವತ್ತು ಟೇಬಲ್ ಮೇಲೆ ತಿಂತಾರೆ, ಮನೆಗಳೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಕಡಿಮೆ ಆಗಿಬಿಟ್ಟಿ. ಮಹಾ ಅಪಾಯಕರ. ನೆಲದ ಮೇಲೆ ಕೂಡ ಅಭ್ಯಾಸ ಮಾಡದೆ ಹೋದರೆ ನಿಮಗೆ 40 ವರ್ಷಕ್ಕೆ ಮೊಳಕಾಲು ನೋವು ಶುರುವಾಗುತ್ತೆ, ಗೊತ್ತಾಯ್ತಾ? ನೆಲ ಮೇಲೆ ಕೂಡೋದು ಹೇಳೋದು ಅವಮರ್ಯಾದೆ ಎಲ್ಲ, ಅದು ಒಂದು ನೆಲದ ಮೇಲೆ ಕೂಟೆ ಊಟ ಮಾಡಬೇಕಾದ ನಿಯಮ ಅದು ಒಂದು. ಆದ್ದರಿಂದ ನೀವು ಫಸ್ಟ್ ಆಫ್ ಆಲ್ ಹೊರಲೋಕ ಅವೆಲ್ಲ ಧರ್ಮ ಒಂದು ಕಡೆಗಿರಲಿ, ಕೂತು ಹೇಳ್ತೀರಲ್ಲ ಹೇಳ್ತಾರೆ, ಒಂದು ಸತಿ ಕೂತು ಹೇಳ್ಬೇಕಾದ್ರೆ ಎಷ್ಟು ಎಕ್ಸಸೈಸ್ ಆಗುತ್ತೆ ಗೊತ್ತಾ ನಿಮಗೆ? ಎಷ್ಟೋ ರೋಗ ಪರಿಹಾರ ಆಗುತ್ತೆ ಅದರಿಂದ. ಅದೇ ರೀತಿಯಲ್ಲಿ ಡೈನಿಂಗ್ ಟೇಬಲ್ ಜಾಸ್ತಿ ಬಂದಾಗಿನಿಂದ ಈ ಹರ್ನಿಯ ಮೊದಲಾದ ರೋಗ ಜಾಸ್ತಿ ಆಗ್ತವೆ, ನೆನಪಿರಬೇಕು. ಮೊಡಕಾಲು ನೋವು ಅಂತೂ ತೀರಾ ಕಾಮನ್ ನೋವು, ಕೂತಿ ಅಂತ ಗೊತ್ತೇ ಇಲ್ಲಲ್ಲ ಅವರಿಗೆ, ಎಂದೋ ಕೂಡೋಕೆ ಹೋಗ್ತಾರೆ ಬರೋದಿಲ್ಲ ಅಷ್ಟೇ, ಆ ಕಾಲು ವರ್ಕೇ ಮಾಡೋದಿಲ್ಲ. ಒಂದು ತಮಾಷೆ ಹೇಳ್ತಾರೆ, ಅದು ಉಪಯೋಗಿಸ್ತೆ ಬಿಟ್ಬಿಟ್ರೆ ಕೆಟ್ಟ ಹೋಗುತ್ತಂತೆ. ಬಾಗಿಲೇ ತುಂಬ ಉಪಯೋಗ ಮಾಡಿ ಆಮೇಲೆ ಕಿರ್ರನ್ನು ಶುರು ಮಾಡುತ್ತಾಗಲೇ, ಬಾಗಿಲು ಸರಿಯಾಗಿ ವರ್ಕ್ ಮಾಡೋದಿಲ್ಲ. ನಮ್ಮ ಸೈನ್ಸ್ ಪ್ರಕಾರ ಹೇಳ್ತಾರೆ, ಹಿಂದೆ ಮನುಷ್ಯನಿಗೆ ಆನೆ ಕಿವಿ ಅಳ್ಳಾಡಿಸ್ತಲ್ಲ, ಮನುಷ್ಯನ ಕಿವಿ ಅಲ್ಲಾಡ್ತಾ ಇದ್ವಂತೆ. ಹಿಂದೆ ಮನುಷ್ಯನ ಕಿವಿ ಅಳ್ಳಾಡ್ತಾ ಇದ್ವಂತೆ, ಆಮೇಲೆ ಮನುಷ್ಯ ಏನು ಮಾಡಿಬಿಟ್ಟ, ಯಾವಾಗಿಲ್ಲಿ ನೊಣ ಸೊಳ್ಳೆ ಕೂತ ಅಷ್ಟ ಕೈಯಿಂದ ಓಡಿಸಲಿಕ್ಕೆ ಶುರು ಮಾಡಿಬಿಟ್ಟ. ಅದಕ್ಕೆ ಏನು ಮಾಡ್ತಂತೆ, ಕಿವಿ ಅಲ್ಲಾಡೋದು ನಿಂತು ಹೋಗ್ಬಿಡ್ತಂತೆ. ಆಮೇಲೆ ಹೇಗೂ ಕೈ ಬಂದಿದ್ದರಿಂದ ಕಿವಿ ನಿಂತು ಹೋಯಿತು. ಉಪಯೋಗಿಸ್ತಾ ಹೋದಾಗ ಅದು ವರ್ಕ್ ನಿಲ್ಲಿಸ್ಬಿಡುತ್ತೆ. ಹೀಗಾಗಿ ನಮ್ಮ ಬುದ್ಧಿನೇ ನಿಂತು ಹೋಗೋ ಸ್ಥಿತಿ ಬಂದಿದೆ. ಉಪಯೋಗಿಸ್ತೇ ಉಪಯೋಗಿಸ್ತೇವೆ, ಟಿ ವಿ ಬಂದು ಕೂತು ಕೂತು ಕೊನೆಗೆ ಬುದ್ಧಿನೇ ಹೋಗಿಬಿಟ್ಟಿದೆ. ನನ್ನ ಪೇಪರಲ್ಲಿ ಬಂದು ಅನೌನ್ಸ್ ಮಾಡಿದ್ದಾರೆ ಅದರ. ಇವತ್ತು ಮಕ್ಕಳಲ್ಲಿ ಬರ್ತಾ ಬರ್ತಾ ಮೆಮೊರಿ ಕಡಿಮೆ ಆಗ್ತಾ ಇದೆ, ಥಿಂಕಿಂಗ್ ಕೆಪಾಸಿಟಿ ಕಡಿಮೆ ಆಗ್ತಾ ಇದೆ, ಕೆಪಾಸಿಟಿ ಆಫ್ ಅನಾಲಿಟಿಕಲ್ ಕೆಪಾಸಿಟಿ ಹೋಗ್ತಾ ಇದೆ, ಅನಾಲಿಸಿಸ್ ಇಲ್ಲ ಮಕ್ಕಳಿಗೆ. ತಮಾಷೆ ಅಂದರೆ ಎಷ್ಟು ಮಟ್ಟಿಗೆ ಹೇಳ್ತಾರೆ ಅಂದರೆ, ಇನ್ನೂ ಶುರುವಾಗಿ ಭಾಳ ದಿವಸ ಆಗಿಲ್ಲ, ಇವೆಲ್ಲ ಕೂಡ ಇನ್ನು 50 ವರ್ಷ 100 ವರ್ಷ ಆಗಿದೆ ಅಷ್ಟು ಜಾಸ್ತಿ ಆಗಿಲ್ಲ. ಸೈಂಟಿಫಿಕಲಿ ಹೇಳ್ತಾರೆ, ಬ್ರೇನಿನ ಒಂದು ಭಾಗ, ಯೋಚನೆ ಮಾಡೋ ಭಾಗ ಇದೆಯಲ್ಲ, ಅದು ಡೆವಲಪೇ ಆಗ್ತಾ ಇಲ್ವಂತೆ. ಹುಟ್ಟುತ್ತಿರ್ಬೇಕಾದ್ರೆ ಹೋಗ್ತು ಶುರುವಾಗಿದೆ, ಮಿಸ್ ಆಗಲಿ ಶುರುವಾಗಿದೆ. ಯೂಸ್ ಮಾಡ್ತಾ ಇಲ್ವಲ್ಲ, ಆ ರೀತಿಯ ಇದೆಲ್ಲ ತಪ್ಪಿಸ್ಕೋಬೇಕಾದ್ರೆ ಏನು ಮಾಡಬೇಕು, ಮಕ್ಕಳನ್ನು ಸದಾಕಾಲ ಒಳ್ಳೆ ವಾತಾವರಣದಲ್ಲಿ ಇಡಬೇಕು, ಒಳ್ಳೆ ಮಂತ್ರ ಸ್ತೋತ್ರ ಹೇಳ ಬರಬೇಕು. ಬರೀ ಏಕಾದಶಿ ಅದು ವ್ರತಗಳ ಅನುಷ್ಠಾನ ಏನು ಮಾಡಿದ್ರು ತಪ್ಪಿಸ್ಬಾರ್ದು. ವಿಷ್ಣು ಪಂಚಕ ಇತ್ಯಾದಿ ಮಾಡೋಕ್ಕೆ ಹೋಗಬೇಡಿ, ಅದು ಆಪ್ಷನಲ್ ಅದು. ವಯಸ್ಸಾದಮೇಲೆ ಶಕ್ತಿ ಊಟ ಸೇರೋದಿಲ್ಲವಲ್ಲ, ಅವಾಗ ಮಾಡಿ ಪರವಾಗಿಲ್ಲ, ಏನು ಯೋಚನೆ ಇಲ್ಲ. ಆದರೆ ಇದು ಏಕಾದಶಿ ಮಾತ್ರ ಎಷ್ಟು ಸೇರ್ತಿರ್ಬೇಕಾದ್ರೂ ಮಾಡ ಬಿಡ್ಲಕ್ಕೆ ಸಾಧ್ಯ ಇಲ್ಲ, ಮಾಡಲೇಬೇಕಲ್ಲ. ಅದು ಶಕ್ತಿ ಇದ್ದರೆ ಮಾಡಿ ತಪ್ಪಲ್ಲ, ಬರ ಕಂಪಲ್ಸರಿ ಇಲ್ಲ, ಆಪ್ಷನಲ್ಲ ಅವೆಲ್ಲ ಕೂಡ. ವಿಷ್ಣು ಪಂಚಕ ವಿಷ್ಣು ಪಂಚಕ ಒಂದು ಮಾತು ಹೇಳ್ತಾರೆ, ಹೆಂಗಸು ಹೆಚ್ಚಿರೋದು ಉಪವಾಸ ಮಾಡಬೇಕಾಗಿಲ್ಲ. ಇದು ಶಾಸ್ತ್ರದ್ದೇ ಮಾತಿದೆ, ಹೆಂಗಸು ಮಾಡಬೇಕಾಗಿಲ್ಲ. ಯಾತಕ್ಕೆ ಅಂದರೆ ಅದು ನಾವು ಏನು ತಿಳ್ಕೊಂಡು ಏನೂ ಮಾಡಬೇಕಾಗಿಲ್ಲ ಅಂತ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹೆಚ್ಚು ಮಾಡಬೇಕಾಗಿಲ್ಲ ಅಂತ ಹೇಳಿದ್ರಷ್ಟೇ. ಏಕಾದಶಿ ಕೃಷ್ಣಾಷ್ಟಮಿ ಚಾತುರ್ಮಾಸಿ ಇವನು ಮಾತ್ರ ಬಿಡಬಾರ್ದು. ಇವತ್ತು ಅಂಥವ್ರು ಇದ್ದಾರೆ ಗೊತ್ತೇ ನಿಮಗೆ, ಐ ಟಿಯಲ್ಲಿ ಇರ್ತಾರೆ, ನಾನು ನೋಡಿದ್ದೀನಿ, ತುಂಬ ಪರಿಚಯದವರಿದ್ದಾರೆ. ಅಂಥದ್ದು 100,000 ಮೇಲೆ ಸಂಬಳ ಬರುತ್ತೆ, ಚಾತುರ್ಮಾಸ ರತೆ ಬಿಡೋದಿಲ್ಲ, ನೆನಪಿಡೋದು ಏಕಾದಶಿ ಬಿಡೋದಲ್ಲ ಬಿಡಿ. ಚಾತುರ್ಮಾಸರು ಎಷ್ಟು ಕಷ್ಟ ಗೊತ್ತಾ, ಬೇರೆ ಬೇರೆ ಊರಿಗೆ ಹೋದರೂ ಬಿಟ್ಟಿಲ್ಲ, ಮತ್ತೆ ಬೇರೆ ಊರಿಗೆ ಹೋದರೂ ಕೂಡ ಬರೀ ಅನ್ನ ಮೊಸರು ತಿರ್ಕೊಂಡಿರ್ತೀವಿ, ಬಿಡೋದಿಲ್ಲ. ಬರೀ ಅನ್ನ ಹಾರ್ಕೊಂಡು ರಥದಲ್ಲಿ ವ್ಯತ್ಯಾಸ ಆಗ ಮೊಸರು ಬರೋದಿಲ್ವ, ಆಗ ಬರೀ ಮಜ್ಜಿಗೆ ತಗೊಂಡಿರ್ತೀವಿ. ಅಷ್ಟು ದೀಕ್ಷೆ ಇರುತ್ತೆ, ಅದು ಯಾತಕ್ಕೆ ಬಂತು, ಕೇಳಿ ಕೇಳಿ ಬಂದ ದೀಕ್ಷೆ. ಅದಕ್ಕೆ ಮನೆಯಲ್ಲೇ ಅಂಥ ವ್ಯವಸ್ಥೆ ಇದ್ಬಿಟ್ರೆ ದಾರಿ ತಪ್ಪೋದಿಲ್ಲ. ಆದರೆ ಗುರುಮಂತ್ರ ಎಂದೂ ತಪ್ಪಿಸ್ಬಾರ್ದು, ನೆನಪಿರಬೇಕು, ಗುರುಮಂತ್ರ ಎಂದೂ ತಪ್ಪಿಸ್ಬಾರ್ದು. ಆ 3 ದಿವಸ ಮಾತ್ರ ತಪ್ಪು ಹೋಗುತ್ತೆ, ಅದೇನು ಮಾಡಾಗಿಲ್ಲ. 4ನೇ ದಿವಸನೂ ಬರೋದಿಲ್ಲ, ಶುದ್ಧ ಮಡಿಯಲ್ಲ 4ನೇ ದಿವಸ, 5ನೇ ದಿವಸದಿಂದ ಹೇಳ್ಬೋದು. ಅದಕ್ಕೆ ಪದ್ಧತಿ ಇದೆ. ಪಂಚಗವ್ಯ ತೊಗೋಬೇಕು ಅವತ್ತಿನ ದಿವಸ, ಪಂಚಗವ್ಯ ತೊಗೊಂಡ್ರೆ ಪೂರ್ತಿ ಶುದ್ಧಿ. ಎಷ್ಟೇ ಸ್ನಾನ ಮಾಡಿದರೂ ಕೂಡ ಸಾಲದು, ಪಂಚಗವ್ಯ ತೊಗೊಂಡ್ರೆ ಶುದ್ಧಿ ಆಗೋದು. ಪಂಚಗವ್ಯ ನಮಗೆ ಒಂಥರ ಮುಖ ಕೇಳತಕ್ಕ ಕುಡಿದ್ಮೇಲೆ ನೋಡಿ ಕೇಳಕ್ಕೆ ಮುಖ ಸೊಟ್ಟೆ ಮಾಡ್ಕೊಂಡ್ಬಿಡ್ತಾರೆ. ಆಗಲಿ, ನಿಜವಾಗಿ ನಿಮಗೆ ಪಂಚಗವ್ಯ ಗೊತ್ತಿಲ್ಲ, ಅದು ಎಷ್ಟು ಎಫೆಕ್ಟಿವ್ ಅಂತ ಹೇಳ್ತಾರೆ ಗೊತ್ತಾ. ಅದು ಹೇಳಿದ್ರೆ ಮಡಿ ಬರುತ್ತೆ ಅಂತ ಯಾತಕ್ಕೆ ಹೇಳ್ತಾರೆ ಗೊತ್ತೇನು? ಯತ್ವಗಸ್ತಿಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೆ ಪ್ರಾಶನಾತ್ ಪಂಚಗವ್ಯಸ್ಯ. ನಮ್ಮ ದೇಹದೊಳಗೆ, ರಕ್ತದೊಳಗೆ, ಮಾಂಸದೊಳಗೆ, ಮೂಳೆಯೊಳಗೆ ಏನು ರೋಗ ಇರುತ್ತಲ್ಲ ಅದನ್ನು ಪಂಚಗವ್ಯ ನಾಶ ಮಾಡುತ್ತೆ ಅಂತ. ಎಷ್ಟು ಎಫೆಕ್ಟ್ ಇರೋ ಲೆಕ್ಕ ಹಾಕಿ, ಎಂಟೈರ್ ಬಾಡಿ ಕ್ಲೀನ್ ಮಾಡೋದು. ಅದನ್ನು ಅದು ಆ ಶಕ್ತಿ ಯಾವ ಔಷಧಿಗೂ ಇಲ್ಲ. ಸ್ವಲ್ಪ ಟೆಸ್ಟ್ ಮಾಡಿ ನೋಡಿ, ಹೆಂಗಸರು ಇದೆಲ್ಲ ತಿಳ್ಕೊಂಡ್ಬಿಟ್ರೆ ಮಕ್ಕಳನ್ನು ಒಳ್ಳೆ ಆರೋಗ್ಯವಂತರಾಗಿ ಮಾಡಬಹುದು. ಇವತ್ತು ಎಂಥ ರೋಗ ಬಂದಿರಲಿ, ಎಂಥ ಡಿಸೀಸ್ ಬಂದಿರಲಿ, ಎಂಥ ನಿಮಗೆ ವೈರಲ್ ಫೀವರ್ ಎಲ್ಲ ಬರುತ್ತಲ್ಲ, ಪಂಚಗವ್ಯ ಕೊಟ್ಟುಬಿಡಿ, ಅಷ್ಟು ಬೇಗ ಕಡಿಮೆ ಮಾಡುತ್ತೆ. ಅಷ್ಟು ಶಕ್ತಿ ಇದೆ, ಪಂಚಗವ್ಯ ಸರಿ ಮಾಡಿರ್ಬೇಕಷ್ಟೇ. ರುಚಿಗೋಸ್ಕರ ಮಾಡಿ ಏನೋ ಮಾಡಿಬಿಟ್ರೆ ಅಡ್ಜಸ್ಟ್ ಮಾಡಿಬಿಟ್ರೆ ಪದ್ಧತಿ ಆಗುತ್ತೆ. ಪ್ರಪೋರ್ಷನ್ ಇದೆ ಅಂತ ಮಾಡಬೇಕು, ಪ್ರಪೋರ್ಷನ್ ಇದೆ, ಮಂತ್ರ ಇದೆ, ಆ ಮಂತ್ರ ಹೇಳಿಕೊಂಡೇ ಅದನ್ನು ಮಿಕ್ಸ್ ಮಾಡಬೇಕು, ಪ್ರಪೋರ್ಷನ್ ಪ್ರಕಾರನೇ ಹಾಕಬೇಕು. ಆ ಪಂಚಗವ್ಯ ತೊಗೊಂಡ್ರೆ ಮಾತ್ರ ನಿಮಗೆ ಎಂಥ ರೋಗನೂ ವಾಸಿ ಮಾಡೋ ಶಕ್ತಿ ಅದಕ್ಕಿದೆ. ಆದ್ದರಿಂದ ಮಡಿ ಬರುತ್ತೆ ಅನ್ನೋದು ಅರ್ಥ ಅದೇನೆ. ದೇಹದ ರೋಗ ದೋಷ ಹೋಗಬೇಕಲ್ಲ, ಮಡಿ ಬರುತ್ತೆ. ಮೂಳೆಯಲ್ಲಿರೋ ರೋಗ ದೋಷ ತೆಗೆಯೋ ಶಕ್ತಿ ಎಷ್ಟು ಕುಡಿಯೋದು ಇಷ್ಟ ಇದೆಯೋ ಹಾಗೆ ಕುಡಿಯೋದು ಅಷ್ಟೇ ಇದೆ. ಅಷ್ಟಕ್ಕಷ್ಟು ಶಕ್ತಿ ಇದ್ದಾಗ ಎಷ್ಟು ಎಫೆಕ್ಟಿವ್ ಪಂಚಗವ್ಯ. ಅದು ತೊಗೊಂಡು ಮತ್ತೆ ಕೃಷ್ಣ ಮಂತ್ರ ಮತ್ತೆ ಹೇಳ್ತಿರ್ಬೇಕು. ಆ ಜೀವನ ಪೂರ್ತಿ ಹೇಳೋದು ಅದು, ಅದು ಎಂದೂ ಬಿಡಾಗಿಲ್ಲ. ಅದನ್ನು ಹೇಳದೆ ಹೋದರೆ ಅವ್ರು ಮಾಡಿದ ಅಡಿಗೆ ಮಡಿ ಅನಿಸೋದಿಲ್ಲ, ನೆನಪಿರ್ಬೇಕು. ಅವರು ಮಾಡಿದ ದೀಪ ಹಚ್ಚಿದ್ರೂ ಅದು ಬೆಲೆ ಇಲ್ಲ, ದೇವ್ರ ದೀಪ ಹಚ್ಚಿದ್ರೂ ಮಹತ್ವ ಇಲ್ಲ. 108 ಸರ್ತಿ ಅಷ್ಟೇ ಕ್ಲೀಮ್ ಕೃಷ್ಣ ಎನ್ನುವ 108 ಸರ್ತಿ ಹೇಳೋದಷ್ಟೇ. ಎಷ್ಟೊತ್ತು ಬೇಕು ನಿಮಗೆ? 10 ನಿಮಿಷ ಕೂಡ ಬೇಕೇ ಇಲ್ಲ. ಎಷ್ಟು ನಿಧಾನ ಹೇಳಿದ್ರು ಕೂಡ ಅಷ್ಟೇ. ಧ್ಯಾನ ಶ್ಲೋಕ ಅಂಗನ್ಯಾಸ ಕರನ್ಯಾಸ ಅವೆಲ್ಲ ಕಾಮನ್ ಇರುತ್ತೆ. ಮಂತ್ರದ ಜಪ ಮಾತ್ರ ಹೆಚ್ಚು ಮಾಡಿದರೆ ಒಳ್ಳೆಯದು. 108 ಮಾಡಲೇಬೇಕು, 108 ಕಂಪಲ್ಸರಿ. 3 ಏನು ಮಾಡಬೇಕಾಗಿಲ್ಲ, ಗಂಡಸರ ಸಂಧ್ಯಾಂದ 3 ಹೆಂಗಸರಿ ಒಂದೇ ಹೊತ್ತು ಅಷ್ಟೇ, ಬೇರೆ ಏನಿಲ್ಲ, ಹೆಚ್ಚಿಲ್ಲ. ಸಾಯಂಕಾಲ ತುಳಸಿ ಮತ್ತು ಮಂಗಳ ಮರಿಬಾರ್ದು, ಆರತಿ ಎತ್ತದನ್ನು ಕುಂಕುಮ ಅರಿಶಿನ ಕುಂಕುಮ ಹಚ್ಚೋದನ್ನು ಮರಿಬಾರ್ದು. ಬೆಳಿಗ್ಗೆ ಸಾಯಂಕಾಲ ತುಳಸಿ ಪೂಜೆ, ಏಕಾದಶಿ ವ್ರತ, ಚಾತುರ್ಮಾಸ್ಯ ವ್ರತ, ಹರಿಕಥಾಮೃತ ಸಾರಾದಿಗಳ ಒಂದು ಸದ ಹೇಳ್ತಿರೋ ಕೆಲವು ಸ್ತೋತ್ರಗಳ ಪಾಠ, ಈ ಸೀಸೆ ಕೊಡೋದರ್ಪಣ ಹೇಳಿದೆ, ಹೇಳ್ಬೋದು. ಏನು ತಪ್ಪು, ಹೆಂಗಸರು ಹೇಳ್ಬೋದು. ಅದೇ ರೀತಿಯಲ್ಲಿ ಅದ್ರ ಮಂತ್ರ ಟೈಪ್ ಇದೆ, ಮತ್ತು ಜಪ ಮಾಡಿ ಅದನ್ನು ಹೆಂಗಸರು ಮಾಡಬೇಕಾಗಿಲ್ಲ. ಸೀಸೆ ಕೊಡೋದರ್ಪಣ ಪುರಸ್ಕರಣೆ ಮಾಡೋ ಪದ್ಧತಿಯೂ ಇದೆ, ಅದರಿಂದ ಬಹಳಷ್ಟು ಪ್ರಯೋಜನ ಇದೆ. ಅದೆಲ್ಲ ಮಾಡೋ ಅಧಿಕಾರ ಇಲ್ಲ, ಬರೀ ಸ್ತೋತ್ರವಾಗಿ ಹೇಳ್ಬೋದು. ಅದಕ್ಕೆ ಮಾತ್ರ ವಿಶೇಷ ಅಧಿಕಾರನೇ ಬೇಕಾಗುತ್ತೆ, ಗಂಡಸರೇ ಮಾಡಬೇಕಾಗಿತ್ತು. ಇನ್ನು ಮಂಗಲಾಷ್ಟಕ ಹೇಳಿ, ಕೃಷ್ಣಾಷ್ಟ ಶತನಾಮ ಸ್ತೋತ್ರ ಹೇಳಿ, ಕೆಲವು ರಾಘವೇಂದ್ರ ಸ್ವಾಮಿ ರಾಘವೇಂದ್ರ ಸ್ತೋತ್ರ ಹೇಳೋದಿಲ್ಲ, ಕೆಲವು ಬೇರೆ ಸ್ತೋತ್ರಗಳು ಅದನ್ನು ಹೇಳ್ಬೋದು. ವಾಯುದೇವರು ಎಷ್ಟೋ ಸ್ತೋತ್ರ ಇದೆ, ಬೇರೆ ಯಂತ್ರೋಧಾರಕ ಸ್ತೋತ್ರ ಹೇಳ್ಬೋದು. ಹರಿದಾಸರಾಡು ಅಂತೂ ಎಷ್ಟೋ ಇದೆ ಆಚಾರ್ಯರ ಮೇಲೆ, ಅವೆಲ್ಲ ಕಲಿಬಹುದು. ಅದಿಷ್ಟು ಮಾಡಿದರೆ ಫುಲ್ಲಿ ಎಂಗೇಜ್ ಆಗಿಬಿಡುತ್ತೆ, ಏನೂ ತಪ್ಪಿಲ್ಲ. ಇನ್ನು ಟಿ ವಿಗೆ ನೋಡಬಾರ್ದು, ನೋಡಲಿಕ್ಕೆ ಹೋಗಬೇಡಿ ಆದಷ್ಟು ಕೂಡ. ಏನು ನೋಡಿ ಉಪಯೋಗ ಇಲ್ಲ, ಅವೇ ಇರುತ್ತೆ, ಬೇರೆ ಚೇಂಜ್ ಇರಲ್ಲ ಅದರೊಳಗೆ. ಸುಮ್ಮನೆ ಚಾನಲ್ ಸುಮ್ಮನೆ ಶಿಫ್ಟ್ ಮಾಡ್ತಾ ಹೋಗ್ತೀನಿ, ಅದೇ ಜಗಳ ಅದೇ ಇದು, ಎಲ್ಲಿ ನೋಡಿದ್ರು ಬೈತಿರ್ತಾರೆ ಯಾರನ್ನಾರು ಹೊಡಿತಿರ್ತಾರೆ, ಗೋಳವ ಅಂತ ಹೊಡ್ತಿರ್ತಾರೆ ಅಷ್ಟೇ. ಎಲ್ಲ ಚಾನಲ್ ಒಂದ್ಸತಿ ನೋಡಿಬಿಟ್ರೆ ಎಂಟೈರ್ ಟಿ ವಿ ಹೇಗಿರುತ್ತೆ ಗೊತ್ತಾಗುತ್ತೆ. ಅದ್ರಲ್ಲೇನು ತಿಳ್ಕೊಳ್ಳೋದೇನು ಇರೋದಿಲ್ಲ, ತಿಳ್ಕೊಳ್ಬಾರದೇ ಬೇಕಾಗ್ತಿರ್ತ. ಅದು ನೋಡಿದ ಮೇಲೆ ಜಾಸ್ತಿ ಆಯಿತು. ಸಿನಿಮಾ ಬಂದ ಮೇಲೆ ಸುಮಾರು ಒಂದು 40% ಧರ್ಮ ಹೋಗಿತ್ತು, ಟಿ ವಿ ಬಂದ 99% ಹೊರಟೋಯ್ತು. ಸಿನಿಮಾ ವಾರಕ್ಕೊಮ್ಮೆ ಹೋಗ್ತಿದ್ರು, ತಿಂಗಳಿಗೊಮ್ಮೆ ಹೋಗ್ತಿದ್ರು. 24 ತಾಸು ನೋಡ್ತಾರಲ್ಲ ಅದು ಪಜಿತಿ, 24 ತಾಸು ನೋಡ್ತಾರೆ ಬರೀ ಆ್ಯಂಟಿ. ಅದಿರೋದೆಲ್ಲ ಕನ್ಸ್ಟ್ರಕ್ಟಿವ್ ಆಗಿರೋದು, ಬರೀ ಜಗಳ, ಅಲ್ಲಿ ಹಾಕಿರ್ಬೇಕು ಇಲ್ಲಿ ಹಾಕಿರ್ಬೇಕು. ನಾನು ಕೇಳಕ್ಕೆ ಅವನೇ ಅವ್ರು ಇವನು ಹೇಳ್ತಾನೆ ಹೌದು ಹಾಗೆ ಇರಬೇಕು, ನೀನು ಗಂಡನ ಗಲಾಟೆ ಮಾಡಿದ್ದಾನೆ ಇನ್ನೂ ಗೋಳಾಡಿಸ್ಬೇಕು, ಜೈಲಿಗೆ ಹಾಕ್ಸ್ಬೇಕು ಅವನನ್ನು ಬಿಡಬಾರ್ದು. ಇಂಥ ಜನ ಇದ್ರೆ ಏನು ಮಾಡ್ತೀರಿ ನೀವು ಅದಕ್ಕೆ? ಈ ರೀತಿಯ ಮನುಷ್ಯ ಪೂರ್ತಿ ಹಾಳಾಗಿ ಹೋಗಿಬಿಡ್ತಾರೆ. ಅದ್ರ ಬದಲು ಒಳ್ಳೆ ಮಾತು ಹೇಳಿದ್ರೆ ಹೇಗಿರ್ತದೆ? ಅದಕ್ಕೆ ಪುರಾಣದಲ್ಲಿ ಬರುತ್ತೆ, ನೆನಪಿರಲಿ. ಅದಕ್ಕೆ ಪುರಾಣದ ಕಥೆ ಹೇಳಿದ್ದೆ, ಅದಕ್ಕೆ ಯಮದೇವರ ಹೆಂಡತಿ, ಸೂರ್ಯದೇವರ ಹೆಂಡತಿ, ಸಂಜ್ಞಾದೇವಿ ಇದ್ದಾಳೆ. ಸ್ವಲ್ಪ ದಿವಸ ಆಯಿತು, ಸಂಜ್ಞಾದೇವಿಗೆ ಮಕ್ಕಳು ಹುಟ್ಟಿದ್ರು. ವಯೋಸ್ವತ ಮನು ಹುಟ್ಟಿದ, ಸಾಕ್ಷಾತ್ ಯಮದೇವರು ಹುಟ್ಟಿದ್ರು ಮಗನಾಗಿ. ಇವೆಲ್ಲ ನಡೆದೋಗಿದೆ. ಅಷ್ಟೊತ್ತಿಗೆ ಏನಾಯ್ತಂತೆ, ತುಂಬ ಬಿಸಿ, ಸೂರ್ಯ ಭಾರಿ ಬಿಸಿ ಅಲ್ಲ, ಇಷ್ಟು ಎಷ್ಟಿದ್ದೆ 35-32 ಒದ್ದಾಡ್ಬಿಡ್ತೀವಿ ನಾವು. ಹೆಂಡತಿ ಪಾಪ ಆಗಿ ತುಂಬ ದುಃಖ ಆಗಿಬಿಟ್ಟಾಗಿ, ಇದನ್ನು ತಡ್ಕೊಳ್ಳೋಕ್ಕಾಗೋದಿಲ್ಲ, ಸಂಸಾರ ಮಾಡೋಕ್ಕಾಗಲ್ಲ ಅನಿಸ್ಬಿಡ್ತಾರೆ. ಆಗ ಏನು ಮಾಡಿದ್ದು, ಮನೆ ಬಿಟ್ಟು ಹೋಗೋ ತೀರ್ಮಾನ ಮಾಡಿಬಿಟ್ಟು. ಹಾಗೆ ಗೊತ್ತಿತ್ತು, ಮನೆ ಬಿಟ್ಟು ಹೋರು ಗಂಡ ಹುಡುಕೊಂಡು ಬರ್ತಾನೆ ಗ್ಯಾರಂಟಿ ಅಂತ ಗೊತ್ತಿತ್ತು. ಅದಕ್ಕೆ ಮನೆ ಬಿಟ್ಟು ಹೋಗಿದ್ದೇ ಗೊತ್ತಾಗಬಾರ್ದು, ಪ್ಲಾನ್ ಮಾಡಿದ್ರು, ಮನೆ ಬಿಟ್ಟು ಹೋಗಿದ್ದೇ ಗೊತ್ತಾಗಬಾರ್ದು. ಅದಕ್ಕೇನು ಉಪಾಯ ಮಾಡಿಲ್ಲಂತೆ, ಆಕೆ ತನ್ನ ರೂಪ ಸೃಷ್ಟಿ ಮಾಡ್ತಾಳೆ, ಒಂದು ಪ್ರತಿಕೃತಿ ಸೃಷ್ಟಿ ಮಾಡ್ತಾಳೆ, ಅದಕ್ಕೆ ಲೈಫ್ ಕೊಡ್ತಾಳೆ. ಗಣೇಶನ ಹೇಗೆ ಮಣ್ಣಿಂದ ಗಣೇಶನ ಮಾಡಿ ಒಳಗೆ ಪಾರ್ವತಿ ದೇವಿ ಸೃಷ್ಟಿ ಮಾಡಿದ ಆ ರೀತಿ ಮಾಡಿಬಿಟ್ಟು ಲೈಫ್ ಕೊಡ್ತಾಳೆ. ಛಾಯಾ ಅಂತ ಹೇಳಿಡ್ತಾಳೆ, ತನ್ನಂತೆ ಇಮೇಜ್ ಇದಾಗಿರ್ತಾಳೆ, ಒಂದೇ ರೀತಿ ಇರ್ತಾಳೆ. ಬಿಟ್ಟು ನಾ ಹೋಡು, ನಾನು ಹೋದೆ ಅಂತ ಹೇಳಬೇಡ, ಮತ್ತೆ ಇಲ್ಲೇ ಇರಬೇಕು ನೀನು. ನಾನು ಏನು ಮಾಡಿದ, ನಾನು ಸಂಜ್ಞೆ ಅಲ್ಲ ಅಂತ ಹೇಳಬಾರ್ದು, ನೀನು ಸಂಜ್ಞಾನಂತ ಹೇಳ್ಕೊಂಡಿರ್ಬೇಕು ಅಂತ ಹೇಳ್ತಾಳೆ. ಆಯಿತು ಅಂತಾಳೆ. ಎಷ್ಟು ಸಲಕ್ಕಾಗುತ್ತಾರೆ ಅಂತ ಅದಕ್ಕೆ ಹೇಳಿದರೆ, ಒಂದು ಕೆಲಸ ಮಾಡು, ಏನು ಮಾಡಿದ್ರು ಹೇಳಬೇಡ. ಅವಾಗ ಹೇಳ್ತಾಳೆ, ಅಮ್ಮ ನಾನು ಏನು ಮಾಡಿದ್ರು ಹೇಳೋದಿಲ್ಲ, ತೀರ ಹೊಡಿತೇನೆ ಕೊಲ್ತೀನಿ ಅಂತ ಹೇಳಲೇಬೇಕಾಗತ್ತಲ್ಲ, ಅವಾಗ ಹೇಳ್ತೀನಿ ಅಂತಾಳೆ. ಆಯಿತು ಬಿಡು, ಸ್ವಲ್ಪ ದಿವಸ ನಡೆಯುತ್ತೆ, ಆಯಿತು ಅಂತೇಳಿದು ಹೊರಟುಬಿಟ್ಟು ಸೀದಾ ಮನೆ ತೋರ್ ಮನೆಗೆ ಹೋಗ್ತಾಳೆ. ತೋರ್ ಮನೆಗೆ ಹೋಗ್ತಾಳೆ, ಆಗ ಏನು ಮಾಡಿದ್ರು ಗೊತ್ತಾ, ತೊಷ್ಟು ಪ್ರಜಾಪತಿ ಆಕೆ ತಂದೆ, ಏನಮ್ಮ ಯಾವಾಗ ಬಂದು ಏನು ವಿಷಯ ಅಂತ ಕೇಳ್ತಾನೆ. ಹೀಗಾಯಿತು, ಪದಿತಿ ಆಯಿತು, ಗಂಡನ ಬಿಟ್ಟೇ ಬಂದುಬಿಟ್ಟೆ ಅಂತ ಹೇಳಿದ್ರು. ಹಾಗಿದ್ರೆ ಗೆಟ್ ಔಟ್ ಅಂತ ಹೇಳಿದ್ರು, ನೆನಪಿರ್ಬೇಕು, ಗೆಟ್ ಔಟ್, ಮನೆ ಸೇರಿಸೋದಿಲ್ಲ ಅಂತ ಹೇಳಿದ್ರು. ಇದರ್ಥ ಈ ರೀತಿ ಕಲಿಬೇಕು ಪುರಾಣದಿಂದ. ತಕ್ಷಣ ಆಕೆ ಗಾಬರಿ ಆಯ್ತಾಳೆ. ಇವರು ಯಾರು ಸಪೋರ್ಟ್ ಮಾಡ್ತಾರೆ, ಹೇಳಿದ್ರೆ ಬಂದುಬಿಡು, ಮೊದಲು ಮನೆ ಬಂದುಬಿಡಿ, ಇಲ್ಲೇ ಯೇಸು ಅವನು ಕರೆದ್ರೂ ಹೋಗಬೇಡ ಆಮೇಲೆ ಅಂತ ಹೇಳ್ತಾರೆ. ದುಃಖ ಪಡೋದು ಯಾರು, ಇವಳ ಅವರ ದುಃಖ ಪಡೋದು ಯೋಚನೆ ಮಾಡಿ ಮಾಡಬಾರ್ದು, ಹಾಗೆಲ್ಲ ಮಾಡಬೇಡ. ಕೆಲವು ಸಂಸಾರ ಗಲಾಟೆ ಇಲ್ಲದೆ ಇರುತ್ತಾ? ತಂದೆ ಮಕ್ಕಳು ಗಲಾಟೆ ಇರುತ್ತೆ, ಅಂತ ಒಂದು ಗಲಾಟೆ ಇರುತ್ತೆ, ಇದ್ದಿದ್ದೆ ಒಂದಲ್ಲ ಒಂದು ಸಂಸಾರ ಅಂತ ಅದಕ್ಕೆ ಕರೆಯೋದು. ಅನ್ನೇನು ಮಾಡಬೇಕು, ಸಹಿಸ್ಕೋಬೇಕಲ್ಲ, ಬೇರೆ ಕಡೆ ಹಾಕ್ತೀರಿ ಅಂತ ತಿಳ್ಕೊಳ್ಳಿ. ಅಲ್ಲೇ ಪ್ರಾಬ್ಲಮ್ ಇಲ್ವಾ ನಿಮಗೀಗ? ಹಸಿವಾಗುತ್ತೆ ಅಂತ ನೀವು ಹೈದರಾಬಾದ್ಗೆ ಹೋಗಿ ಅಲ್ಲಿ ಹಸಿವಾಗಲ್ಲ, ಅಲ್ಲಿ ಹಸಿವಾಗಿ ಆಗುತ್ತೆ ನಿಮಗೆ, ನೀರಡಿಕೆ ಆಗೇ ಆಗುತ್ತೆ. ಯಾಕೆ ಬದಿ ದೇಹ ಇರೋವರೆಗೂ ಅಲ್ಲಿ ತಪ್ಪಿದ್ದಲ್ಲ. ಅದಕ್ಕೆ ಕಲಿಯುಗ ಇದು, ಮೊದಲೇ ಹೇಳಿ ಕೇಳಿ ಜಗಳ ಇದ್ದೇ ಇರುತ್ತೆ, ಅದು ಸಹಿಸ್ಕೋಬೇಕಾದ್ರೆ. ಅವ್ರ ಬುದ್ಧಿ ಅವ್ರಿಗೆ ಗೊತ್ತಾಗುತ್ತೆ, ಹೌದಲ್ಲ ಎಷ್ಟು ನಾನೇ ತಪ್ಪು ಮಾಡಿದೆ ಅನ್ಕೋತಾರೆ ಅವರು. ಅಂದ್ಬಿಟ್ಟು ಪ್ರೊಟೆಸ್ಟ್ ಮಾಡಿದ್ರೆ, ಮಾತಿ ಮಾತು ಬೆಳೆಸಿದರೆ ಹೊಡೆದಾಟ ಆಗುತ್ತೆ ಅಷ್ಟೇ, ಹೊಡೆದಾಟ ಆಗುತ್ತೆ, ಕೊನೆಗೆ ಕೊಂದು ಪ್ರಾರಿ ಅಂತ ಆಗುತ್ತಲ್ಲ, ಆ ಸ್ಥಿತಿ ಬಂದ್ಬಿಡು. ಆ ಸ್ಥಿತಿ ಆಗಬಾರ್ದು. ಸಹನೆ ಹೇಳ್ಕೊಡ್ಬೇಕು ಮಕ್ಕಳಿಗೆ, ಹೇಳ್ಕೊಡ್ತಾಳೆ. ಯೋಚನೆ ಮಾಡ್ತಾ, ಎಲ್ಲಿ ಹೋಗ್ಬೇಕು ನಾನೀಗ, ಗಂಡ ಮನೆಗೆ ಹೋಗಾಗಿಲ್ಲ, ತೋರ್ ಮನೆ ಅಂತೂ ಇಲ್ಲ ಅಂತ ಎಲ್ಲೋ ಹೋಗ್ತಾಳೆ. ಆಮೇಲೆ ಸೂರ್ಯ ಬಂದು ಕರ್ಕೊಂಡು ಹೋಗ್ತಾಳೆ, ಆ ವಿಷಯ ಮುಗಿದೋಯ್ತು. ಆ ವಿಷಯ ಬೇರೆ, ನಮಗೆ ಸಂಬಂಧಪಟ್ಟಿದ್ದಲ್ಲ, ಈ ಸದ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ತೌರ್ ಮನೆಯವ್ರು ನೋಡ್ಬೇಕಂದ್ರೆ, ತಾವು ಭಾರಿ ಶ್ರೀಮಂತರು ಅಂತನೋ, ಭಾರಿ ಇದೊಂದು ತೋರ್ಸೋಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, ಮಕ್ಕಳಿಗೆ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಮಾಡಿ, ಸಪೋರ್ಟ್ ಎಲ್ಲದಕ್ಕೂ ಮಾಡಬಾರ್ದು ಅಂತ ಏನಲ್ಲ, ಒಳ್ಳೇದಕ್ಕೆ ಮಾಡಿ, ಏನು ತಪ್ಪಲ್ಲ. ಅದರಿಂದಾದ್ರೂ ಸಪೋರ್ಟ್ ಮಾಡಬಾರ್ದು, ಗಂಡನ ಬಿಟ್ಟು ಬರ್ತೀನಿ ಅಂತ ಹೇಳೋದು, ಓಡಾಡಿಸ್ತೀನಿ ಅಂತ ಹೇಳೋದು, ಹಾಗೆಲ್ಲ ಮಾಡಿದರೆ ಹಾಗೆ ಕೋರ್ಟ್ ಖರ್ಚು ಕೊಡ್ತೀನಿ ನಾನೇ ಹಾಕು ಕೇಸು ಅಂತ ಹೇಳೋದು, ಏನು ಉಪಯೋಗ ಅದರಿಂದ? ಮಾಡಬಾರ್ದು. ತಮ್ಮ ಮಕ್ಕಳದೇ ಹಾಳು ಮಾಡ್ತಾರೆ, ನೆನಪಿರಲಿ. ತಾಯೋದು ಯಾರೋ ಅಲ್ಲ, ತಮ್ಮ ಮಕ್ಕಳೇ ಹಾಳಾಗ್ತಾರೆ, ಅನಾಥರಾಗ್ತಾರೆ ನಾಳೆ, ಯಾರು ನೋಡ್ತಾರೆ? ಅದೆಲ್ಲ ಅರ್ಥ ಮಾಡಿಕೊಂಡು ಪುರಾಣದ ಕಥೆ ನಿಮ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇಂಥ ಸಮಯದಲ್ಲಿ ಹೇಗೆ ನಡ್ಕೋಬೇಕು ತಂದೆ ತಾಯಿಗಳು? ಆ ರೀತಿ 4 ಜನ ಮಾಡಿಬಿಟ್ರೆ ಎಲ್ಲ ಸರಿ ಹೋಗ್ತಾರೆ. ಹಿಂದಿನ ಕಾಲಕ್ಕೆ ಧರ್ಮ ಯಾತಕ್ಕೆ ಕುಡಿತಿತ್ತು ಅಂದರೆ, ಹಳ್ಳಿಯಲ್ಲಿ ಇತ್ತು ಅಂತ ತಿಳ್ಕೊಳ್ಳಿ, ತವ್ರ ಮನೆ ಬರ್ತಾಳು ಹೆಂಗಸು, ಮದುವೆ ಆದವಳು ಬರ್ತಾಳೆ. ಜನ ಎಷ್ಟು ಸೂಕ್ಷ್ಮ ಗೊತ್ತಾ ಜನಗಳೆಲ್ಲ, ಒಂದು ವಾರ 15 ದಿವಸ ಆದ ತಕ್ಷಣ, ಯಾಕಮ್ಮ ಗಂಡ ಬರಲಿಲ್ಲ ಇನ್ನೂ ಕೂಡ, ಹೋಗೋದಿಲ್ವಾ? ಅವ್ರು ಸುದ್ದಿ ಆಗಲೇನೆ, ಗಂಡ ಜಗಳಾಡಿದ್ದಾರಂತೆ, ಬಿಟ್ಟೇ ಬಿಡ್ತಾರಂತೆ, ರಾತ್ರಿ ವಾಪಸ್ ಹೋಗ್ಬಿಡ್ತಿದ್ರು ಪಾಪ ಇವರು. ಯಾತಕ್ಕೋ ಬಂದವ್ರು ಸುಮ್ಮನೆ ಯಾಕೆ ಬಯಸ್ಕೋಬೇಕು ಅಂತ ಹೋಗ್ಬಿಡ್ತಾ ಇದ್ರು. ಇವತ್ತು ಬಂದಂದ್ರೆ ಬತ್ತಾಗ ಹೋಗ್ತೀರಿ ಅಂತ ಹೇಳಿದ್ರೆ, ಹೋಗಬೇಡ ಹೋಗಬೇಡ್ರಿ, ಇಲ್ಲೇ ಎದ್ದು ಬಿಡಿ ಆರಾಮಾಗಿ. ಒಂದು ಹೇಗೆ ಕಾಲ ಬದಲಾಗಿದೆ ಅಂದರೆ, ಇದನ್ನೆಲ್ಲ ಎದುರಿಸ್ಬೇಕು ನಾವು. ಇಲ್ಲಿ ಸ್ತ್ರೀ ಧರ್ಮ ಉಳಿಯೋ ಚಾನ್ಸೇ ಇರೋದಿಲ್ಲ, ಆ ಭಾಗ ತಿಳ್ಕೋಬೇಕು. ಒಂದು ಹಂತ ಬಂತು, ಆಮೇಲೆ ಮಕ್ಕಳನ್ನು ತನ್ನ ಮಕ್ಕಳನ್ನ ಡೆವಲಪ್ ಮಾಡೋ ಚಾನ್ಸ್ ಬಂತು. ಈಗ ಇಲ್ಲಿಂದ ಬಂದು ತಂದೆ ತಾಯಿ ತನ್ನ ಬಯಸಿರ್ತಾಳಲ್ಲ, ತಾನು ಮಕ್ಕಳು ನೋಡ್ಕೋಬೇಕು. ಅದನ್ನೇ ದಾಸರು ಹೇಳ್ತಾರೆ, ಬೇಸರ ಪಡ್ಕೋಬಾರ್ದು. ಅದೆಲ್ಲ ಹರಿದಾಸರ ಹಾಡುಗಳಿದೆ. ಸಾರಿದ ಡಂಗೂರ ಯಮನು, ಪಾಪಿ ನಾರಿಯರ ಎಳೆ ತಂದು ನರಕದೊಡು ಇಡೀರಿ ಎಂದು ಒಂದು ಜಗನ್ನಾಥದಾಸರ ದೇವರ ನಾಮ. ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಅಂತ ಪುರಂದಾಸರ ದೇವರ ನಾಮ. ಎಂಥದ್ದು ಶಾಶ್ವತ ಸುಭಾಷಿತಗಳು, ಹೇಗಿರಬೇಕು ಹೆಂಗಸರು ಅನ್ನೋದನ್ನು ಹೇಳಿಕೊಡ್ತಾರೆ. ಆ ರೀತಿ ಇದ್ದು ತಾನು ಮನೆಗೆ ಒಳ್ಳೆ ಮಗ ಬರಬೇಕು, ಮತ್ತು ಒಳ್ಳೆ ಸೊಸೆ ಬರಬೇಕು, ಒಳ್ಳೆ ರೀತಿಯಲ್ಲಿ ನಡೀಬೇಕು, ಮಗಳು ಒಳ್ಳೆಯವಳು, ಅಳಿಯ ಒಳ್ಳೆಯವಳು ಅಂತ ಕಾನ್ಸೆಪ್ಟ್ ಮಾಡಿದರೆ ಅದು ಬದುಕಿದ ಸಾರ್ಥಕ. ಅದನ್ನು ಬಿಟ್ಟುಬಿಟ್ಟು ಇಷ್ಟ ಬಂದ ಬದುಕ್ತೇವೆ, ನಮ್ಮನ್ನು ಯಾರು ಕೇಳ್ತಾರೆ ಅನ್ನೋ ಧೋರಣೆ ಯಾವಾಗಲೂ ತೆಗೆದು ಹಾಕಿಬಿಡಬೇಕು. ನಾವು ಅದರಿಂದ ಏನಾಗುತ್ತೆ, ಧರ್ಮಾಚರಣೆ ಆಯಿತು, ಇಲ್ಲೂ ಸುಖವಾಗಿರ್ತಾರೆ, ಆಮೇಲೆ ಪರಲೋಕದಲ್ಲಿ ಸುಖವಾಗಿರ್ತಾರೆ, ಮತ್ತೆ ವೈಕುಂಠ ಪ್ರಾಪ್ತಿಯಾಗುತ್ತೆ. ದೇವರು ಗೃಹಾಲೋಕದಲ್ಲಿ ದೇವರಲೋಕದಲ್ಲಿ ನೆನೆಸ್ತಾರೆ ಜನಗಳು. ಅಂತ ಆದರ್ಶವನ್ನು ಕೊಡಬೇಕೆ ಹೊರತು ಬೇರೆ ರೀತಿ ಮಾಡೋದಕ್ಕೆ ಹೋಗಬಾರದು. ಇವತ್ತು ನಮ್ಮ ಆಘಾತ ಎಷ್ಟಿದೆ ಗೊತ್ತಾ ನಿಮಗೆ ಹೆಂಗಸರಿಗೆ? ಮೊದಲನೇದಾಗಿ ಡೈವರ್ಸು, ಎರಡನೇದಾಗಿ ರೀಮ್ಯಾರೇಜ್, ಮೂರನೇದಾಗಿ ಇಂಟ್ರಿಕ್ಯಾಸ್ಟ್ ಮ್ಯಾರೇಜ್, ನಾಲ್ಕನೇದಾಗಿ ಈ ಒಂದು ವಿಡೋ ಮ್ಯಾರೇಜ್, ಮತ್ತು ನೆಕ್ಸ್ಟು ಇಲ್ಲಿ ವಿಡೋ ಇರೋರು ವಿಡೋ ಮ್ಯಾರೇಜ್, ನಾಲ್ಕು ದಾಟಬೇಕು. ಆಮೇಲೆ ನೋಡಿದ್ರೆ ಹೊರಗೆ ಕೂಡ ಅಭ್ಯಾಸ ಇಲ್ಲ. ಇಷ್ಟನ್ನೆಲ್ಲ ದಾಟಿ ಇವ್ರು ಬರಬೇಕಾದ್ರೆ ಎಷ್ಟು ಕಷ್ಟ. ಇದನ್ನೆಲ್ಲ ಯೋಚನೆ ಮಾಡಿದರೆ ಇವತ್ತು ಚಾಲೆಂಜ್ ಇದು ಒಂದು. ಇವತ್ತೇನಾದರೂ ಮಕ್ಕಳನ್ನು ಹೆಂಗಸು ಸರಿಯಾಗಿ ನೋಡಿಕೊಳ್ಳೋ ಅಭ್ಯಾಸ ತಪ್ಪೋಗಿಬಿಟ್ರೆ ಇನ್ನು 10-20 ವರ್ಷಕ್ಕೆ ಶುದ್ಧ ವಂಶ ಹುಡುಕೋದೇ ಕಷ್ಟ ಆಗಿಬಿಡುತ್ತವೆ. ಅಂಥ ಸ್ಥಿತಿ ಬಂದು ಹೋಗಿದೆ. ಈ ಸಮಾಜ ನಮ್ಮ ಏನು ಉಪಯೋಗ ಮಾಡೋಕೆ ಬರೋದಿಲ್ಲ. ಇವತ್ತು ಎಲ್ಲ ಹೆಂಡತಿ ಇದ್ದಾರೆ, ತಪ್ಪು ಮಾಡಿದ ತಕ್ಷಣ ಸಪೋರ್ಟ್ ಕೊಡ್ತಾರೆ ಸರ್ಕಾರ. ಅದಕ್ಕೆ ಪ್ರೋತ್ಸಾಹ ಕೊಡೋದು ಗೊತ್ತಾ ನಿಮಗೆ? ಸರ್ಕಾರ ಪ್ರೋತ್ಸಾಹ ಕೊಡುತ್ತೆ, ಜನ ಪ್ರೋತ್ಸಾಹ ಕೊಡ್ತಾರೆ, ಅಲ್ಲಿ ಮೋಸ ಹೋಗಿಬಿಡ್ತಾನೆ ಮನುಷ್ಯ. ಅವ್ರ ಪ್ರೋತ್ಸಾಹ ಶಾಸ್ತ್ರ ಏನು ಹೇಳುತ್ತೆ ನೋಡಬೇಕು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತವು, ಭಗವಂತ ಗೀತೆಯಲ್ಲಿ ಹೇಳ್ತಾರೆ. ಶಾಸ್ತ್ರ ಆಧರಿಸಿ ಬದುಕಬೇಕೆ ಹೊರತು ಯಾರೋ ವ್ಯಕ್ತಿಗಳನ್ನು ನೋಡಿ ಇರೆಲೆವೆಂಟ್ ಪೀಪಲ್ ಅವರೆಲ್ಲ ಕೂಡ ಇನ್ಕಾಂಪಿಟೆಂಟ್ ಫೆಲೋಸ್ ಅಂಥವ್ರು ನೋಡೋಕ್ಕೆ ಹೋಗಬಾರ್ದು. ಅದಕ್ಕೆ ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ, ದ್ರೌಪದಿ ದೇವಿ, ಸತ್ಯಭಾಮಾದೇವಿ ಒಂದು ಸತ್ಯ ಮಾತಾಡ್ತಾರೆ. ವನಪರ್ವದಲ್ಲಿ ಸತ್ಯಭಾಮಾದೇವಿ ಬರ್ತಾರೆ, ಕೃಷ್ಣ ಬರ್ತಾನೆ, ಆಗ ಏಕಾಂತದಲ್ಲಿ ಸತ್ಯಭಾಮ ದ್ರೌಪದಿ ಮಾತಾಡ್ತಾರೆ ಇಬ್ಬರು ಕೂಡ. ಸತ್ಯಭಾಮ ಸಾಕ್ಷಾತ್ ಮಹಾಲಕ್ಷ್ಮಿ, ದ್ರೌಪದಿ ಸಾಕ್ಷಾತ್ ಭಾರತೀ ದೇವಿ, ಇಬ್ಬರು ಹೇಗೆ ಮಾತಾಡ್ತಾರೆ ಅಂದರೆ ಎಷ್ಟು ವಿಷಯ ಇರ್ಬೋದು. ಆಗ ಮಾತಾಡಿದರೆ ಸತ್ಯಭಾಮ ದೇವಿ ಏಕಾಂತದಲ್ಲಿ ಕೇಳಿರ್ತಾರೆ, ದ್ರೌಪದಿ ನನಗೆ ಭಾರಿ ಆಶ್ಚರ್ಯ, ಕೃಷ್ಣನಿಗೆ ನಾವು ಎಷ್ಟೊಂದು ಗೊತ್ತ ಹೆಂಡಂದಿರೋದು, 16108 ಹೆಂಡಂದಿರಿದ್ದೇವೆ ನಾವು, ಆದರೆ ಒಬ್ಬ ಕೃಷ್ಣನ ಯಾರು ಮೆಚ್ಚಿಸೋಕ್ಕೆ ಸಾಧ್ಯ ಇಲ್ಲ. ಆ ಕೃಷ್ಣ ಮನೆಲ್ಲ ಮೀರಿಸಿಬಿಡ್ತಾನೆ, ಆದರೆ ನೀನು ಒಬ್ಬಳು 5 ಜನಕ್ಕೆ ಹೆಂಡತಿ, ಈ ಮಧ್ಯೆ ಎಲ್ಲರೂ ನಿನ್ನ ಕಂಡ್ರೆ ಅಷ್ಟು ಗೌರವ ಕೊಡ್ತಾರೆ, ಏನು ರಹಸ್ಯ ಅಂತ ಕೇಳಿದೆ. ಉಲ್ಟಾಪಟ್ಟ ಅವ್ರದ್ದು ಅವ್ರ ಲೈಫ್ ಇದೆ, ಇವ್ರ ಲೈಫ್ ಆಗಿದೆ. ಅನೇಕ ಜನ ಹೆಂಡಂದರು ಒಬ್ಬ ಗಂಡ, ಇಲ್ಲ ಅನೇಕ ಗಂಡಂದರು ಒಬ್ಬ ಹೆಂಡತಿ, ಕಾಂಟ್ರಾಸ್ಟ್ ಇದು ಒಂದು. 8 ಜನ ಹೆಂಡಂದಿರಿದ್ರು ಕೃಷ್ಣ ನಾನು ಯಾರ ವಶಕ್ಕೂ ಸಿಗೋದಿಲ್ಲ, ನಿನ್ನ ಎಲ್ಲ ಗಂಡಂದ್ರೆ ಅಷ್ಟು ಗೌರವದಿಂದ ಕಾಣ್ತಾರೆ, ದ್ರೌಪದಿ ದ್ರೌಪದಿ ಅಂತ ಪ್ರಾಣ ಬಿಡ್ತಾರಲ್ಲ, ಏನು ಗುಟ್ಟು ಅಂತ ಕೇಳಿದ್ರಂತೆ. ಕೇಳಿ ದ್ರೌಪದಿ ಏನು ತಪ್ಪಿಸ್ಕೋಬೇಡ, ನಾನು ಈ ಮಾಡಿದ್ಯಾ ಅಂತ ನಾನು ಕೇಳ್ತೇನೆ ಅಂತ ಹೇಳ್ತಾರೆ. ಏನು ಅಂದರೆ ಏನು ಯಂತ್ರ ಗಿಂತ್ರ ಮಾಡಿಸಿದ್ದೀಯಾ, ವಶೀಕರಣ ಮಾಡಿಸಿದ್ದೀಯಾ, ಔಷಧಿ ಕೊಡ್ತೀಯಾ, ಇದು ಸಾಮಾನ್ಯ ಕೆಲವು ತಂತ್ರ ಇದು ಒಂದು, ಇದೆಲ್ಲ ಮಾಡಿದ್ದೀಯಾ ಅಂತ ಕೇಳಿದರೆ ದ್ರೌಪದಿ ದೇವಿಗೆ ಎಂಥವರು, ದ್ರೌಪದಿ ಬಾಬಾ ಎಂಥವರು, ಲೋಕದೃಷ್ಟಿಯಲ್ಲಿ ಮಾತುಗಳಷ್ಟೇ. ಸಾಕ್ಷಾತ್ ಮಹಾಲಕ್ಷ್ಮಿ, ಸಾಕ್ಷಾತ್ ಭಾರತಿ ಅಂತ ಅತ್ತೆ ಸೊಸೆ ಅವರೇ, ಇನ್ಯಾರೋ ಅಂತರ ಸಿಗೋದಿಲ್ಲ. ಮತ್ತೆ ಅಂಥವ್ರು ಹೇಳ್ತಾರೆ, ಇಲ್ಲ ಸತ್ಯಭಾಮಾದೇವಿ ನಿಮಗೆ ನಾನು ಹೇಳಬೇಕಾ, ಸಾಕ್ಷಾತ್ ಮಹಾಲಕ್ಷ್ಮಿ ಹೇಳುವಂಥದ್ದು ಏನೂ ಇಲ್ಲ, ಅಂಥದ್ದೇನೂ ನಾನು ಮಾಡಿಲ್ಲ ಅಂತ ಹೇಳ್ತಾರೆ. ಅಂಥದ್ದೇನೂ ನಾನು ಮಾಡಿಲ್ಲ ಫಸ್ಟ್ ಹೇಳ್ತಾ, ಅದು ಮಾಡಬಾರದು ಅಂತ ಹೇಳ್ತಾರೆ. ಫಸ್ಟ್ ಮಾಡಬಾರದು, ಗಂಡನ ವಶ ಮಾಡಿಕೊಳ್ಳೋದಕ್ಕೋಸ್ಕರ ವಶೀಕರಣವನ್ನಾಗಲಿ ಮಾಟವನ್ನಾಗಲಿ ಮಾಡಿಸ್ಲಿಕ್ಕೆ ಅಂತ ಹೊರಟ್ರೆ ಅಂಥ ಗಂಡ ಹೆಂಗಸರು ಗಂಡನ ಕಳ್ಕೊಂಡೇ ಬಿಡ್ತಾರೆ ಅಂತ ಹೇಳ್ತಾರೆ. ಇದು ಫಸ್ಟ್, ಇದು ಕೆಟ್ಟೋದ್ರೆ ತಗಾಗಿಬಿಡೋದು, ಮಾಟಾಗಿ ಅವ್ರು ರಿವರ್ಸ್ ಆಗಿಬಿಟ್ಟು ಸತ್ತೋಗ್ಬಿಡ್ತಾರೆ. ಆ ರೀತಿ ಮಾಡೋದಕ್ಕೆ ಹೋಗಬಾರ್ದು. ವಶ ಮಾಡ್ಕೋಬೇಕಾದ್ರೆ ಗಂಡಂದಿನ ಪ್ರೀತಿಯಿಂದ ವಶ ಮಾಡ್ಕೋಬೇಕು. ಪಾತಿವ್ರತ್ಯ ಮೊದಲನೇ ಧರ್ಮ, ಪಾತಿವ್ರತ್ಯ ಕಡ್ಡ ಕಡೆ ಬರೋದು ಸಾಕಬಾರ್ದು. ಅದನ್ನೊಂದು ಮಾತು ಹೇಳ್ತಾ ದ್ರೌಪದಿ ಶ್ಲೋಕ ಅಲ್ಲಿ ಬರುತ್ತೆ. ಮೊದಲನೇದಾಗಿ ನಾನು ಯಾತಕ್ಕೆ ಗಂಡಂದಿರೆಲ್ಲ ಮೆಚ್ಚುತ್ತಾರೆ ಅಂತ ಕೇಳಿದರೆ, ದೇವೋ ಮನುಷ್ಯೋ ಗಂಧರ್ವೋ ಯುವಾಚಾಪಿ ಸ್ವಲಂಕೃತ ದ್ರವ್ಯವಾನ್ ಅಭಿರೂಪೋ ವಾ ನಮೇ ಅನ್ಯಃ ಪುರುಷೋ ಮತಃ. ನನ್ನ ಗಂಡನನ್ನು ಬಿಟ್ಟರೆ ಬೇರೆ ಯಾರನ್ನು ಕಣ್ಣೆತ್ತಿ ನೋಡಿಲ್ಲ ನಾನು, ಆದ್ದರಿಂದ ನನ್ನ ಕಂಡ ಗಂಡ ಅಷ್ಟು ಪ್ರೀತಿ ಇದೆ. ಪಾತಿವ್ರತ್ಯಕ್ಕಿಂತ ದೊಡ್ಡ ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ಪಾತಿವ್ರತ್ಯ ಅನ್ನೋದು ಅತಿ ದೊಡ್ಡ ಧರ್ಮ. ಅದು ಇವತ್ತಿನ ಕಾಲಕ್ಕೆ ತುಂಬ ತುಂಬ ಅರ್ಥ ಮಾಡಿಕೊಳ್ಬೇಕಾದದ್ದು. ಆರೋಗ್ಯ, ಆಯುಷ್ಯ, ಕೀರ್ತಿ, ಧರ್ಮ, ಹರಿಪ್ರೀತಿ ಎಲ್ಲ ಬರಬೇಕಾದರೆ ಪಾತಿವ್ರತ್ಯ ಭಾರಿ ದೊಡ್ಡದು. ಅದು ನನ್ನ ಮೊದಲ ಗುಣ ಅಂತ ಹೇಳ್ತಾರೆ. ಎರಡನೇದಾಗಿ ಏನೇನು ಹೇಳಬೇಕು ಎಲ್ಲ ಹೇಳ್ತಾರೆ. ನಾನು ಗಂಡಂದಿನ ಮಲಗಿದ ಮೇಲೆ ಮಲಗ್ತೇನೆ ಫಸ್ಟು. ಇದೆಲ್ಲ ನಿತ್ಯ ಧರ್ಮಗಳಿವೆಲ್ಲ ಹಾಕ್ಕೊಂಡು ಮಲಗಿದ ಮೇಲೆ ಮಲಗಬೇಕು. ಆಮೇಲೆ ಏನು ಮಾಡಬೇಕು, ಎದ್ದ ಮೇಲೆ ಹೇಳಬೇಕು, ಹಾಗೆ ಮಾಡಬಾರ್ದು ಮತ್ತೆ ಅದು ಊಟ ಪಟ್ಟ ಆಗಿಬಿಡುತ್ತೆ. ಹಾಗಿದ್ರೆ ಎದ್ದು ಕಾಫಿ ಮಾಡಿದ್ಮೇಲೆ ಹೇಳ್ತೀವಿ, ಹಾಗೆಲ್ಲ ಶುರು ಮಾಡಬಾರ್ದು. ಮತ್ತೆ ಹೇಳೋದಕ್ಕಿಂತ ಮುಂಚೆ ಹೇಳಬೇಕು, ಮಲಗಿದ ಮೇಲೆ ಮಲಗಬೇಕು, ಇದು ಧರ್ಮ. ಹಾಗೆ ಧರ್ಮ ಸೂಕ್ಷ್ಮ ಏನು ಅಂತ ಗೊತ್ತಾಗುತ್ತೆ. ಆ ರೀತಿ ಮಾಡಿ ಗಂಡನ ಮನಸ್ಸನ್ನು ಗೆಲ್ಲಬೇಕು. ಗಂಡ ದೇವರ ಆರಾಧನೆ ಮಾಡೋದ್ರಿಂದ ಅದು ಸೇವೆ ಮಾಡಿದ ಧರ್ಮ ಪತ್ನಿ ಅರ್ಧ ಬರಂದ್ಬಿಡುತ್ತದೆ, ಅರ್ಧ ಭಾಗ ಆಟೋಮೆಟಿಕ್ಕೇ ಬಂದ್ಬಿಡುತ್ತೀವಿ. ಮತ್ತೇನು ಮಾಡಬೇಕಂದ್ರೆ ಸಿಟಿನೇ ಇಲ್ಲ. ಹೆಂಡತಿ ಕೆಲಸ ಮಾಡೋದಿಲ್ಲ, ಗಂಡ ಕೆಲಸ ಮಾಡ್ತಾನೆ. ಹೆಂಡತಿ ರೋಗ ಬಂದರೆ ಆಫೀಸ್ನವ್ರು ದುಡ್ಡು ಕೊಡ್ತಾರೆ, ಅದಕ್ಕೆ ಆಫೀಸಲ್ಲಿ ಕೆಲಸ ಮಾಡೋನು ಹೆಂಡತಿ. ಸರ್ಕಾರಕ್ಕೆ ಕಾಮನ್ ಸೆನ್ಸ್ ಇದ್ದರೆ ದೇವ್ರು ಹೇಗೆ ಮಾಡ್ಬೋದು ಲೆಕ್ಕ ಹಾಕಿ ನೋಡಂತೆ. ಇವ್ರಿಗೆ ಕೆಲಸ ಮಾಡೋದಿಲ್ಲ, ಆದರೂ ಯಾಕೆ ಕೊಡ್ತಾರೆ ಇವಳಿಗೆ? ಎಷ್ಟು ಕೊಡ್ತೀವಿ, 100,000 ರೂಪಾಯಿಗಾದರೂ ಕೊಡ್ತಾರೆ. ಕಾರಣ ಅಂಥ ಗಂಡನ ಹೆಂಡತಿ ಅನ್ನೋ ಕಾರಣಕ್ಕೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಯಾವ ಗಂಡ ಧರ್ಮಿಷ್ಠರಾಗಿರ್ತಾರೋ ಅರ್ಧ ಗಂಡನ ಹೆಂಡತಿಯಾಗಿದ್ದರೆ ಆ ಥರ ಧರ್ಮದ ಅರ್ಧಪಾಲು ಕೂತಲ್ಲೇ ಬಂದುಬಿಡುತ್ತೆ ಅಂತ ಹೇಳ್ತಾರೆ. ಇದು ಧರ್ಮ. ಅದೇ ರೀತಿ ಊಟಕ್ಕಿಂತ ಮುಂಚೆ ಊಟ ಮಾಡಬಾರದು, ಗಂಡನ ಗುಡಿಸೋಕ್ಕಿಂತ ಮುಂಚೆ ಊಟ ಮಾಡಬಾರದು, ಸ್ತ್ರೀ ಧರ್ಮ. ಇವತ್ತಂತೂ ಅಡುಗೆ ಮಾಡ್ತಾನೆ ಊಟ ಉಯಿಸ್ಬಿಟ್ಟಿರ್ತಾರೆ, ಆಗಲೂ ರುಚಿ ನೋಡ್ತಾನೆ ಇರ್ತಾರೆ. ಆದ್ದರಿಂದ ಕತೆನೇ ಮುಗಿದು, ಹಾಗೆಲ್ಲ ಮಾಡಬಾರದು. ಗಂಡನ ಬಡಿಸಿ ಗಂಡನ ಜೊತೆ ಕೂಟ ಊಟ ಮಾಡಬಾರ್ದು ನಿಯಮ. ಗಂಡನ ಜೊತೆ ಕೂಟ ಊಟ ಮಾಡಬಾರ್ದು ಎಂದು ಕೂಡ, ಊಟ ಆದಮೇಲೆ ಮಾಡಬೇಕು, ಅದೆಲ್ಲ ನಿಯಮಗಳು. ಗಂಡ ಮಕ್ಕಳಿಗೆ ಹಾಕಿನೇ ಮಾಡಬೇಕು, ತಾನೊಬ್ಬಳು ಮೊದಲು ಮಾಡಬಾರ್ದು. ಕೆಲವು ಹಾಗೆ ಮಾಡ್ತಾರೆ, ಅಕಸ್ಮಾತ್ ರುಚಿ ಇಲ್ಲದೆ ಹೋದರೆ ಅವ್ನು ಚೇಂಜ್ ಮಾಡ್ಕೊಳ್ಳೋಕೆ ಬರುತ್ತೆ, ಗಂಡ ರುಚಿ ಇಲ್ಲ ಅಂತ ಹೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಬರುತ್ತೆ ಅಂತ ಮಾಡೋರು ಇರ್ತಾರೆ. ಅಥವಾ ವಿಷ ಗಿಷ ಇದ್ದರೆ ನಾನು ಸುಖ ಕೊಡಿರ್ಬೇಕಲ್ಲ, ಗಂಡಗೇನಾರು ಆಗಲಿ ಆ ಥರ ಮಾಡಬಾರ್ದು. ಮತ್ತೆ ಉದ್ದೇಶ ಅಂದರೆ ಅದು ನಾವು ಮೊದಲು ತಿನ್ನೋ ಹಕ್ಕು ದೇವರಿಗೆ ಹಾಗೋ, ಅನಂತರ ಅತಿಥಿಗಳಿಗೆಲ್ಲ ಕೊಟ್ಟರೆ ತಾನು ತಗೋಬೇಕು. ಗಂಡ ಮಾಡೋ ದೇವ್ರ ಪೂಜೆಗೆ ಅಷ್ಟೇ ಅಲ್ಲ, ನೈವೇದ್ಯ ವೈಶ್ವದೇವ ಎಲ್ಲದಕ್ಕೂ ಸಹಕಾರ ಕೊಡಬೇಕು. ಈಗ ತಂದೆ ಪಾಲದು ಒಂದು ಹೆಂಡತಿಗೆ ಯಾತಕ್ಕೆ ಹೇಳಿಲ್ಲ ಗೊತ್ತಾ, ಇಬ್ಬರು ಒಟ್ಟಿಗೆ ಮಾಡೋದ್ರಿಂದ ಒಬ್ಬರು ಮಾಡಿದ್ರೆ ಹೋಮ ಮಾಡಿಸ್ತಿರ್ತಾರೆ, ಆಚಾರ್ಯರು ಮಾಡಿಸ್ತಿರ್ತಾರೆ, ಸೇವಕರದ್ದು ಸುಮ್ಮನೆ ಕೂತಿರ್ತಾನೆ ಅಂತ ಇವ್ರು ಪರ ಮಾಡ್ತಾ ಇದ್ದಾರೆ ಅವರು ಹೋಗ್ತಾನೆ. ಅದೇ ರೀತಿ ಹೆಂಡತಿ ಪರನ ಮಾಡೋದ್ರಿಂದಾಗಿನೇ ಹೆಂಡತಿ ಪ್ರತ್ಯೇಕ ಮಾಡಬೇಕಾದ ಕಾರಣ ಇಲ್ಲ, ಇನ್ಕ್ಲೂಡ್ ಆಗಿಬಿಟ್ಟಿದೆ ಅದರೊಳಗೆ. ನೀನು ಅನೇಕರಿಗೆ ಗೊತ್ತಿರಲಿ, ಹೆಂಡತಿ ಇಲ್ಲದೆ ಹೋದರೆ ಗಂಡ ಕೆಲಸ ಮಾಡೋಕ್ಕೆ ಬರೋದಿಲ್ಲ, ಯಾಕೆಂದರೆ ಅದಕ್ಕೆ ಅಧಿಕಾರ ಹೋಗಿಬಿಡುತ್ತೆ ಅವನಿಗೆ. ನೀನು ತುಂಬಾ ಜನ ಗೊತ್ತಿರಬೇಕು, ವಯಸ್ಸೇವ ಮಾಡಬೇಕಾದ್ರೂ ಕೂಡ ಹೆಂಡತಿ ಬದುಕಿರಬೇಕು ಅಂತ ಹೇಳ್ತಾರೆ. ಇಲ್ಲದೆ ಹೋದರೆ ಅವ್ನಿಗೆ ವಯಸ್ಸೇವ ಹಾಗೆ ಕಡಿಮೆ ಬಿಡುತ್ತೆ. ಯಾವುದು ಯಜ್ಞಾಗ ಹೋಮದಲ್ಲಿ ಕೂಡೋದಿಲ್ಲ ಅಂತ ಅಲಂಕಾರ ಕೂಡಾಗಿಲ್ಲ ನೆನ್ಬಿಟ್ಕೊಳ್ಳಿ, ಪಂಡಿತರ ಹೆಂಡತಿ ಅಲಂಕಾರ ಕೂಡಾಗಿಲ್ಲ ಅವ್ರು ಹೆಂಡತಿ ಇಲ್ಲದೆ ಹೋಗಿಬಿಟ್ರೆ. ವಿಧುರರು ಕೂಡ ಬರೋದಿಲ್ಲ, ಅದು ಹೆಂಡತಿಯಿಂದ ಎಷ್ಟು ಉಪಯೋಗ ಇದೆ ಗೊತ್ತಾಯ್ತಾ. ಈಗ ಧರ್ಮ ಕಾರ್ಯಕ್ಕೆ ಹೆಂಡತಿ ಇರಲೇಬೇಕು, ಆದ್ರಿಂದಾಗಿನೇ ಕಾಕಿಗೆ ಅಷ್ಟು ಪವರ್ ಇರೋದ್ರಿಂದ ಪೂಜಾದಿಗೆ ಡೈರೆಕ್ಟ್ ಮಾಡಬೇಕಾದ ಕಾರಣ ಇಲ್ಲ. ಸಹಕಾರ ಕೊಟ್ಟರೆ ಸಹ ವಯಸ್ಸೇವಕ್ಕೆ ಬರ್ತಾರೆ, ಸರಿಯಾಗಿ ಕೆಂಡ ನಿಗಿನಿಗೆ ಉರಿತಾ ಇರಬೇಕಾಗ, ಆರೋಗ್ಯದ ಉಫುದು ಊತ ಕೂತ್ಬಿಟ್ರೆ ಗತಿ ಏನಾಗಬೇಕಾಗ, ತಪ್ಪದು. ಬಾಯಲ್ಲಿ ಊದಿದರೆ ಮೈಲಿಗೆ, ಕೆಂಡ ಬಾಯಲ್ಲಿ ಊದಬಾರದು, ಊದ ಕೊಡವೆಯಲ್ಲಿ ಊದಿದರೆ ಸೆಕೆಂಡರಿ ಬೀಸಬೇಕಷ್ಟೆ, ಬೀಸಬಹುದು ಅಷ್ಟೇ. ಬಂತಷ್ಟು ಮಾಡಿ ಎಷ್ಟು ಟೈಮ್ ಉಳಿಯುತ್ತೆ ಆ ಜಾಲಿ ಬರ್ತಿರಬೇಕಂತೆ, ಅದರಲ್ಲಿ ವಯಸ್ಸು ಅನ್ನ ಹವಿಸ್ ಹಾಕಿದರೆ ಆಗ ದೇವತೆಗಳು ಡೈರೆಕ್ಟಾಗಿ ತೊಗೊಂಡ್ಬಿಡ್ತಾರೆ. ಇವ್ರು ಜವಾಬ್ದಾರಿ ಇದು, ಇವ್ರು ಹಾಕೋದಿಷ್ಟೇ ರೆಡಿ ಮಾಡಿರಬೇಕು ಅಷ್ಟೊತ್ತಿಗೆ ಇವರೆಲ್ಲ ಕೂಡ. ಇದು ಮಾಡೋದು ದೊಡ್ಡದು ಕಾಣಿಸುತ್ತೆ, ಮಾಡ್ತಾ ಮಾಡ್ತವ್ರು ಆಟೋಮೆಟಿಕ್ ಆಗಿರ್ತಾರೆ, ಹೇಳೋದು ಭಾರಿ ಜಾಸ್ತಿ. ಅದು ಮಾಡೋಕ್ಕೆ ಹೋದ್ರೆ ಸುಲಭ ಮಾಡಿಬಿಡ್ತಾರೆ. ಪಾತ್ರೆ ತಗೋ, ಅಲ್ಲಿ ಮುಚ್ಚಳ ತೆಗಿ, ಡಬ್ಬೆಯಲ್ಲಿ ಪದಾರ್ಥ ಇದೆ, ಅಲ್ಲಿ ಸ್ಪೂನ್ ಇದೆ, ತೆಗೆದುಹಾಕು, ಕೇಳೋದ್ರೆ ತಲೆ ಕೆಟ್ಟೋಗಿ ಬಿಡುತ್ತೆ. ಅದು ಸುಮ್ಮನೆ ಮಾಡಿದ್ರೆ ತಕ್ಕಂತೆ ಮಾಡಿರ್ತಾರೆ. ಇವತ್ತು ಹೇಳೋದು ಯಾವಾಗಲೂ ಜಾಸ್ತಿ ಅನಿಸಿದರೆ ಮಾಡೋದು ಭಾರಿ ಸುಲಭ ಇರುತ್ತೆ. ಅದನ್ನೆಲ್ಲ ಕೇಳಿ ಮಾಡಿದರೆ ಆಯಿತು. ಮತ್ತು ಸುಮ್ಮನೆ ಮೆಕ್ಯಾನಿಕಲ್ ಅಡುಗೆ ಮಾಡೋ ಅಭ್ಯಾಸ ಮಾಡಬೇಡಿ. ಪರಶುರಾಮದೇವರಿದ್ದಾರೆ, ಚಿಂತನೆ ಮಾಡಬೇಕು. ಅಗ್ನಂತರ್ಗತ ಪರಶುರಾಮದೇವರಿದ್ದಾರೆ. ಪರಶುರಾಮದೇವರ ಪತ್ನಿ ರೂಪ ಅಂದರೆ ಹರಿಣಿ ದೇವಿ, ಹರಿಣಿ ಪರಶುರಾಮ. ಚಿಂತನೆ ಮಾಡಬೇಕು, ವಯಸ್ಸೇವ ಮಾಡಬೇಕಾದ್ರೆ ಆ್ಯಕ್ಚುಲಿ ಚಿಂತನೆ ಮಾಡಿ. ಇವರು ಅನುಸಂಧಾನ ಯಾವಾಗಲೂ ಮಾಡಬೇಕು, ಹೆಂಗಸರು ಹೆಂಗಸರು ಅನುಸಂಧಾನ ಮಾಡದೇ ಇರಬಾರದು. ತತ್ವಭಾವನೆ ದೇವತೆಗಳು ತಿಳ್ಕೊಂಡಿರಬೇಕು. ತತ್ವನ್ಯಾಸ ಮಾತ್ರಕನ್ಯಾಸ ಹೆಂಗಸರು ಮಾಡ್ಕೋಬೇಕು, ಏನೂ ತಪ್ಪಲ್ಲ. ಆದರೆ ಕ್ರಮ ಬೇರೆ, ಗಂಡಸರು ಮಾಡಿದಂತೆ ಮಾಡದೇನೆ ಕ್ರಮ ಇಟ್ಕೊಂಡು ಅವರು ಮಾಡಬೇಕು. ಕೆಲವೆಲ್ಲ ತಾರತಮ್ಯ ಬೈಹಾರ್ಟ್ ಪೂರ್ತಿ ಇರಬೇಕು. ಯಾವುದೇ ಪ್ರಸಂಗದಲ್ಲಿ ಮನೆಗೆ ಯಾರೇ ಬ್ರಾಹ್ಮಣ ಬರಲಿ ಆ ಗೌರವದಿಂದ ಕಳಿಸ್ಕೊಡ್ಬೇಕು, ಅವರು ಅವಮಾನ ಮಾಡೋಕ್ಕೆ ಹೋಗಬಾರ್ದು. ಯಾಕೆ ಒಳಗೆ ದೇವರು ಬಂದಿರ್ತಾರೆ, ಸಾಕ್ಷಾತ್ ಪರಮಾತ್ಮ ರೂಪ ಇಟ್ಟು ಬಂದಿರ್ತಾನಂತೆ. ಅತಿಥಿ ದೇವೋಭವ ಅಂತ ಕರೀತಾರೆ, ರಾಜರಾಜ ರೂಪ ಇಟ್ಟಿರ್ತಾನಂತೆ. ಮನೆಯಲ್ಲಿ ಯಜಮಾನರಿದ್ದರೆ ಸರಿ ಹೋಯ್ತು, ಅವ್ರು ಮಾಡ್ತಾರೆ, ಸಹಕಾರ ಕೊಟ್ಟರೆ ಸಾಕು. ಇಲ್ಲದೆ ಹೋದರೆ ಮನೆ ಯಜಮಾನ ಯಮದೇವ್ರ ಪ್ರಸಂಗ ಬರ್ತಾನೆ, ಚಿಕ್ಕತ್ತು ಉಪಾಖ್ಯಾನದೊಳಗೆ ಹೇಗೆ ನೋಡ್ಕೋತಾರೋ ಅವ್ರು ಬಂದು ಅತಿಥಿನ. ಮನೆ ಯಜಮಾನರಿಲ್ಲ ಕರೆಕ್ಟು, ಬಟ್ ಅವಮಾನ ಆಗಬಾರ್ದು, ಮನೆಗೆ ಅವಮಾನ ಆಗುತ್ತೆ ಈ ಮಧ್ಯೆ, ಮನೆಯಲ್ಲಿ ಸುಟ್ಟೋಗಿಬಿಡುತ್ತೆ. ಅದರಿಂದಾಗಿಯೇ ಯಥೋಚಿತವಾದಂಥ ಸತ್ಕಾರ ಮಾಡಬೇಕು. ಅದೆಲ್ಲ ಶಾಸ್ತ್ರವನ್ನು ತಿಳ್ಕೊಂಡಿದ್ದರೆ ಗೃಹಿಣಿ ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಆಫೀಸ್ನಲ್ಲಿ ಹೇಗೆ ನೋಡ್ಕೋಬೇಕು ಗೊತ್ತಲ್ಲ, ರಿಸೆಪ್ಷನಿಸ್ಟ್ ಹೇಗೆ ನಡ್ಕೋತಿರ್ತಾನೆ, ಅವ್ರು ತಪ್ಪ ನಡ್ಕೊಂಡು ಕಂಪ್ನಿ ಬಿಸ್ನೆಸ್ ಎಲ್ಲ ಹೋಗಿಬಿಡುತ್ತೆ. ಆಮೇಲೆ ಒಂದರಲ್ಲಿ ಗೆಟ್ ಔಟ್ ಗಟ್ಟು ಅಂತ ಹೇಳ್ದಾಗ ಕೂತ್ಕೊಂಡ್ಬಿಟ್ರೆ ಕಂಪ್ನಿ ಮುಚ್ಚಬೇಕಾಗುತ್ತೆ. ಎಷ್ಟು ಉಪಾಯದಿಂದ ನಡ್ಕೋತಾರೆ, ಅವ್ರ ಅಡ್ರೆಸ್ ಹೋಗುತ್ತಾರೆ, ಹೇಳ್ತಾರೆ, ಸಿಟಿ ತಿಳ್ಕೋತಾರೆ, ಅದೆಲ್ಲ ಹೇಗೋ ಹೆಂಡತಿ ರಿಸೆಪ್ಷನಿಸ್ಟ್ ಕೆಲಸ ಕೂಡ ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ ಧರ್ಮಪತ್ನಿ ಕೆಲಸ ಮಾಡಬೇಕಾಗ್ತದೆ, ಮಕ್ಕಳಿಗೆ ಎಜುಕೇಟ್ ಮಾಡಬೇಕಾಗುತ್ತೆ, ಗಂಡನ ಆರೋಗ್ಯ ನೋಡ್ಕೋಬೇಕಾಗುತ್ತೆ. ಮನೆಯಲ್ಲಿ ಯಾರ್ಯಾರು ಆರೋಗ್ಯ ಕೊಟ್ಟರೆ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಹೆಂಗಸದು ಅಂತ ಹೇಳ್ತಾರೆ. ಅಡಿಗೆಯಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅಂತ ಅರ್ಥ ಏನೋ, ಅಡಿಗೆಯಲ್ಲಿ ದೋಷ ಬಂದು ಸರಿಯಾಗಿ ಮುಚ್ಚಿಟ್ಟಿರೋದಿಲ್ಲ ಪಾತ್ರೆಗಳಲ್ಲಿ, ಮುಚ್ಚಿಟ್ಟಿರಬೇಕು. ಯಾವ್ದಾದ್ರು ಪಾತ್ರೆನ ಅಡುಗೆ ಮನೆಯಲ್ಲಿ ಮೊಸರು ಇಟ್ಟಿರ್ತಾರೆ, ಹೊರಗೋಗಿ ಬರ್ತಾರೆ, ಮುಚ್ಚಿಟ್ಟಿಲ್ಲದೆ ನೋಡ್ತಾರೆ, ಡೌಟ್ ಬರಬೇಕು. ರಸ್ಮ ಹಲ್ಲಿ ಬಿದ್ದಿದ್ರೆ ಏನು ಮಾಡ್ತೀರಿ ನೀವೀಗ, ಕತೆ ಮುಗೀತು. ಇನ್ನು ಶಾಸ್ತ್ರ ಪ್ರಕಾರ ಚೆಲ್ಲೇ ಬಿಡಬೇಕಂತಂದ್ರೆ ಡೌಟ್ ಬಂತಲ್ಲ, ಈಗ ಆ ಚೆಲ್ಲಿದ್ರೆ ನಷ್ಟ ಆಗೋದಿಲ್ವಾ? ಕರೆಕ್ಟು, ಚೆಲ್ಲಿದ್ರೆ ನಷ್ಟ ಆಗುತ್ತೆ, ಒಂದು 10 ರೂಪಾಯಿ ಹೋಗುತ್ತೆ, ತಿಂದ್ರೆ ಪ್ರಾಣನೇ ಹೋಗುತ್ತಲ್ಲ, ಅದಕ್ಕಿಂತ ವಾಸಿ ಅಲ್ವಾ? ಆ ಥರ ಯೋಚನೆ ಮಾಡಬೇಕು. ಇದರ ಅರ್ಥ ಚೆಲ್ಲೋದು ಮುಖ್ಯ ಅಲ್ಲ, ಮುಚ್ಚಿಡದೇ ಬರಬಾರ್ದು ಅಂತ. ಹೆಂಗೆ ಗಂಡ ಮಕ್ಕಳ ಆರೋಗ್ಯ ಪೂರ್ತಿ ಹೆಂಡತಿ ಕೈಯಲ್ಲಿರುತ್ತೆ ಈಗ, ಯಾಕೆ ಪಾಪ ನಂಬಿ ತಿಂತಾರೆ ಅವರು, ಹೋಗ್ತಾನೆ ಇವ್ರು ಹಾಕಿದ್ದು ಧೈರ್ಯವಾಗಿ ತಿಂತಾರಲ್ಲ, ಅದ್ರ ಮೇಲೆ ಜವಾಬ್ದಾರಿ ಬರುತ್ತೆ. ಅವಾಗ ಧೈರ್ಯವಾಗಿ ತಿಂದಾಗ ಜವಾಬ್ದಾರಿ ಬರೋ ನಡ್ಕೋಬೇಕಾಗುತ್ತೆ. ಇದು ಬಿಟ್ಟರೆ ಮಹಾಪಾಪ ಬರುತ್ತೆ. ಬರೀ ಮಂತ್ರ ಸ್ತೋತ್ರ ಹೇಳೋದು ಹೆಂಗಸ್ರ ಕೆಲಸ ಅಲ್ಲ. ಕೆಲವು ಹೆಂಗಸ್ರು ಹೇಗಿರ್ತಾರೆ ಗೊತ್ತಾ, ನಾನು ಹೆಂಗಸಾಗಿ ಇಡೀ ಪಾರಾಯಣ ಮಾಡ್ತೇನೆ, ಅಡುಗೆ ಎಲ್ಲ ಮುಗಿಸ್ತೇನೆ, ನಾನು ಕರೀರಿ ಬರ್ತೇನೆ ಅಂದರೆ ಏನು ಮಾಡಬೇಕು ಇದಕ್ಕೆ? ಹರಿಕತಾ ಅನುಸಾರ ದಾಸರ ಹೇಳಿದ ಮಾತಾ ಇದು, ಒಂದು ದೇವರಾಣೆ ದಾಸರ ಹೇಳಿದ ಮಾತಲ್ಲ. ಅಲ್ಲಿ ಇಳಿಸಿಬಿಡಿ, ಆಗ ಪಾರಾಯಣ ಆಮೇಲೆ ಮಾಡ್ಕೊಡಿ, ಅದಕ್ಕೆ ಟೈಮ್ ಆಗಲೇ ಮಾಡಬೇಕು ಅಂತ ಏನೂ ಇಲ್ಲ. ನೆನಪಿರಲಿ, ಪಾರಾಯಣಕ್ಕೆ ಟೈಮಿಂಗ್ಸ್ ಅಂತಲೇ ಇಲ್ಲ, ಗೊತ್ತಾಯ್ತಾ? ಬೆಳಿಗ್ಗೆ ಯಾವಾಗ ಬೇಕಾದ್ರೂ ಶುದ್ಧರಾಗಿ ಹೇಳ್ತಿದ್ರೆ ಆಗೋಯ್ತು, ರಾತ್ರಿ 12 ಗಂಟೆ ಬೇಕಾದ್ರೂ ಹೇಳಿ, ಆದರೆ ಥ್ರೋಔಟ್ ಹೇಳ್ತಿರ್ಬೋದು, ದೋಷ ಇಲ್ಲ. ಕೆಲವು ಕೆಲಸ ಆವಾಗಲೇ ಮಾಡಬೇಕಾಗುತ್ತೆ, ಎಷ್ಟೋ ಜನ ಹಾಗೆ ಮಾಡ್ತಾರೆ. ಕಣ್ಣಾರೆ ನೋಡಿದ್ರೆ ಗಂಡನ ಪ್ಯಾರಾಲಿಸಿಸು, ಗಂಡ ಹೆಂಡತಿ ಬದಿರಾತ್ರಿ ಹೋಗಿಬಿಟ್ಟಿರ್ತಾರೆ ಯಾರದೋ ಜೊತೆಗೆ, ಗಂಡಕ್ಕೆ ಎಲ್ಲ ತಿಂತಾರೆ ಬಿಡ್ರಿ ಅಂತಾರೆ, ಇದು ಬೇರೆ ಜೊತೆಗೆ ನಾಳೆ ಯಮದೂತರು ಬಿಡ್ತಾರ ನಿಮ್ಮನ್ನು ಯೋಚನೆ ಮಾಡಿ. ರಾಮದೇವ್ರು ಹೇಳ್ತಾರೆ, ಅಮ್ಮ ಕೌಶಲ್ಯ ಹೇಳ್ತಾಳೆ ರಾಮ, ನಾನು ಬರ್ತೇನೆ ಬಿಡು ಕಾಡಿಗೆ ಅಂತ ಹೇಳ್ತಾಳೆ. ಅಮ್ಮ ಬರಬಾರ್ದು, ನಾನು ಮಗ ದಶರಥ ಗಂಡ, ಹೆಂಗಸರಿಗೆ ಗಂಡ ದೊಡ್ಡವರು, ಹೆಂಗಸು ದೊಡ್ಡವರು, ಗಂಡ ಮಗ ದೊಡ್ಡವರು ಅಂದರೆ ಮಗನಲ್ಲ ಗಂಡ ದೊಡ್ಡವರು ಅಂತ ಹೇಳ್ತಾರೆ. ರಾಮದೇವ್ರು ಹೇಳ್ತಾರೆ, ನನ್ನ ಜೊತೆ ನೀವು ಬಂದರೆ ಸಂತೋಷ ಆಗೋದಿಲ್ಲ ನನಗೆ, ಇಲ್ಲಿದ್ದರೆ ಸಂತೋಷ ಆಗುತ್ತೆ ಅಂತ ಹೇಳ್ತಾರೆ. ಭರ್ತಾನಾಮ ಪರಂ ನಾರಿಯಾಹ ಭೂಷಣಾದಪಿ ಭೂಷಣಂ, ರಾಮದೇವರ ಮಾತದ್ದು ತುಂಬ ಜನ ಗೊತ್ತಿಲ್ಲ. 199 ಪಾಲು ಜನ ಇವತ್ತು ಧರ್ಮ ಬಿಟ್ಟಿರೋರು ಇದ್ದಾರೆ, ಧರ್ಮನೇ ಗೊತ್ತಿಲ್ಲದವ್ರು ಕೆಲವರು, ಧರ್ಮ ಬಿಟ್ಟವರು ಕೆಲವರು. ಹಾಗೆಲ್ಲ ಮಾಡಬಾರದು. ಅಲ್ಲೇ ವೈಕುಂಠ ದ್ವಿಪದಿ ನಾರಾಯಣ ಎಲ್ಲ ಅಲ್ಲೇನೆ. ಗಂಡನ ಸೇವೆಗಿಂತ ದೊಡ್ಡ ಒಂದು ಪುಣ್ಯ ಕಾರ್ಯ ಮತ್ತೊಂದು ಇಲ್ಲವಂತ ಹೆಂಗಸರಿಗೆ. ತಂದೆ ತಾಯಿಗಳ ಸೇವೆ ಗಂಡಸರಿಗೆ, ತಂದೆ ತಾಯಿಗಳ ಸೇವೆ ಮಾಡಿದರೆ ಬರೋ ಪುಣ್ಯ ನಾವು ಯಾವ ಅಶ್ವಮೇಧಿಯಾಗ ಮಾಡಿದರೂ ಬರೋದಿಲ್ಲ ಗಂಡಸರಿಗೆ ಅಷ್ಟು. ಗಂಡನ ಸೇವೆ ಮಾಡಿದರೆ ಬರೋ ಪುಣ್ಯ ಹೆಂಗಸರಿಗೆ ನ್ಯಾಯ ಕೆಲಸ ಮಾಡಿದರೂ ಬರೋದಿಲ್ಲ. ಅದೆಲ್ಲ ಕಾಮನ್ ಸೆನ್ಸ್ಗೂ ಅರ್ಥ ಆಗೋ ವಿಚಾರಗಳು, ಕಾಮನ್ ಸೆನ್ಸ್ಗೂ ಅರ್ಥ ಆಗುತ್ತೆ, ಶಾಸ್ತ್ರನೂ ಒಪ್ಪುತ್ತೆ. ಹಾಗೆ ಮಾಡಬೇಕು. ಇನ್ನು ಅಡುಗೆ ಮಾಡಬೇಕಾದ್ರೆ, ಬಡಿಸ್ಬೇಕಾದ್ರೆ, ರಂಗೋಲಿ ಹಾಕಬೇಕಾದ್ರೆ ದೇವರು ಚಿಂತನೆ ಮಾಡಬೇಕು. ಮನೆ ಮುಂದೆ ತಡಿ ರಂಗೋಲಿ ಹಾಕೋ ಕಾನ್ಸೆಪ್ಟೇ ಹೋಗಿಬಿಟ್ಟಿದೆ. ಬಂದು ಕೆಲಸದವಳು ಯಾವಾಗಲೋ 12 ಬಂದು ಹಾಕ್ತಿರ್ತಾಳೆ, ಯಾವಾಗಲೋ ಬರ ಇವರಿಗಿಲ್ಲದ ಅವಳಿಗೆ ಗ್ರಹಚಾರ ಪಾಪ ಎಂದೋ ಮಾಡಿಬಿಡ್ತಾಳೆ. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಹಾಕಬೇಕು, ಸೂರ್ಯೋದಯಕ್ಕಿಂತ ಮುಂಚೆ ಗೋಮಯದಲ್ಲಿ ನೀರು ಗೋಮಯ ಸೇರಿಸ್ಬಿಟ್ಟು ಎಲ್ಲ ತಡೆ ಹಾಕಬೇಕು. ಕ್ರಿಮಿಕೀಟ ಒಳಗೆ ಬರೋದಿಲ್ಲ ಗೊತ್ತಾಯ್ತಾ, ಹೈಲಿ ಆಂಟಿಸೆಪ್ಟಿಕ್. ಗೋಮಯ ಮತ್ತು ಗೋಮೂತ್ರ ಇದೆಯಲ್ಲ, ಅದು ಯಾವ ಕ್ರಿಮಿನೂ ಎಂಟರ್ ಆಗೋದಿಲ್ಲ. ಒಂದು ವಿಷಯ ಜ್ಞಾಪಕ ಇಸ್ಕೊಳ್ಳಿ, ಯಾವುದೋ ಒಂದು ರೋಗ ಬಂದಿರುತ್ತೆ, ಔಷಧಿ ಕೊಟ್ಬಿಡ್ತಾರೆ, ಸ್ವಲ್ಪ ದಿವಸ ನಡೆಯುತ್ತೆ, ಆಮೇಲೆ ಇಮ್ಯುನಿಟಿ ಡೆವಲಪ್ ಮಾಡ್ಕೊಳ್ಳುತ್ತೆ, ಔಷಧಿ ಸಾಯೋದಿಲ್ಲ ಅವೆಲ್ಲ ಕೂಡ ಡೆವಲಪ್ ಆಗಿಬಿಡುತ್ತೆ. ಆಮೇಲೆ ಮತ್ತೆ ಇನ್ನೂ ಪ್ರವರ್ಫುಲ್ ಔಷಧಿ ಕೊಡಬೇಕಾಗುತ್ತೆ. ಗೋಮಯ ಗೋಮೂತ್ರ ಆಗಲ್ಲ, ಎಂಥ ಕ್ರಿಮಿ ಬಂದರೂ ಅದು ಯಾವಾಗಲೂ ಗೆಲ್ಲತ್ತೆ, ಬಿಡೋದಿಲ್ಲ, ಸೋಲೇ ಇಲ್ಲ ಅದಕ್ಕೆ. ಅಷ್ಟು ಶಕ್ತಿ ಗೋಮಯಕ್ಕೆ ಇರೋದ್ರಿಂದ ಗೋಮಯದಿಂದ ಹಾಕಿ ತಡಿ ಹಾಕಲೇಬೇಕು. ಆಮೇಲೆ ಕಸ ಗುಡಿಸಿ ಹಾಕಬೇಕು, ತಡಿ ರಂಗೋಲಿ ಹಾಕಬೇಕು. ರಂಗೋಲಿಗೆ ಅನೇಕ ಕಾರಣಗಳು, ರಂಗೋಲಿಗೆ ಹೆಚ್ಚು ಕಾರಣ ಹೇಳೋಕ್ಕೆ ಟೈಮ್ ಇಲ್ಲ. ಈ ರಂಗೋಲಿಗಳೆಲ್ಲ ಬಂಧಗಳು, ಯಂತ್ರ ಬಂಧಗಳವೆಲ್ಲ ಕೂಡ. ಮನೆ ಬಂದು ಬರೆದ್ರೆ ಆಸೂರಿ ಶಕ್ತಿ ಒಳಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಅದು ಹೇಗೆ ಇರುತ್ತೆ, ಮೃತ್ತಿಕ ಇಟ್ಕೊಂಡು ಮಲಗಿದಾಗ ಒಳಗೆ ಪಿಶಾಚಿ ಬರೋಕ್ಕೆ ಆಗಲಿಲ್ಲ, ಅದಕ್ಕೆ ಕಂಟ್ರೋಲ್ ಮಾಡಿಬಿಡು. ಹೀಗಾಗಿ ಚಕ್ರ ಚಿಹ್ನೆ ಬರೀತಾರೆ ಮನೆ ಮುಂದೆ, ದೈತ್ಯರು ಒಳಗೆ ಬರಾಗಿಲ್ವೇ ಇಲ್ಲ, ಶಂಕರಧ್ವನಿ ಒಳಗೆ ಬರಾಗಿಲ್ಲ. ಅದು ಬೆಳಿಗ್ಗೆ ಅಂತಷ್ಟು ಜಾತಕ್ಕೆ ಹಾಕ್ತಾರೆ ಅಂದರೆ ಎಲ್ಲ ಕ್ಲೀನ್. ಏನು ಮಾತು, ಇಡೀ ದಿವಸ ಕ್ಷೇಮ ಮನೆ ಮುಂದೆ. ರಂಗೋಲಿ ಅಂದರೆ ಬರೀ ಮೆಕ್ಯಾನಿಕಲ್ ಅಲ್ಲ, ಅದು ಬಂಧನ. ನಿಮ್ಗೆ ಯಾವಾಗ ಅರ್ಥ ಆಗುತ್ತೆ ಗೊತ್ತಾ, ಈ ಪೊಲೀಸ್ ಹೀಗಂತಾನೆ, ಸ್ಟಾಪ್ ಅಂತ ಅರ್ಥ, ಕೈಯೆಲ್ಲ ಬರೀ ಸ್ಟಾಪ್ ಅದು, ಹೀಗಂತಾನೆ ಹೋಗ್ರಿ ಅಂತ ಅರ್ಥ. ಇಷ್ಟು ಅರ್ಥ ರಂಗೋಲಿಗೆ ಅರ್ಥ ಇದೆ. ಅದಕ್ಕೆಲ್ಲ ಕೂಡ ಯಾವ್ಯಾವ ಕಾರ್ಯ ಎಂಥ ರಂಗೋಲಿ ಹಾಕಬೇಕು, ಯಾವ್ಯಾವ ದಿವಸ ಎಂಥ ರಂಗೋಲಿ ಹಾಕಬೇಕು ಅದನ್ನೆಲ್ಲ ತಿಳ್ಕೊಂಡಿದ್ರೆ ಆಗ ಈಗೆಲ್ಲ ಅಂಟಿಸ್ಬಿಡ್ತಾರೆ, ತಂದುಬಿಟ್ಟು ಅಷ್ಟೇ. ಹಣೆ ತಣೆಗೇನೆ ಹಂಚ್ಕೊಂಡ್ಬಿಡ್ತಾರೆ, ಆ ರೀತಿಯಾಗಿ ಹಂಚ್ಕೋಬಾರ್ದು. ಒಳ್ಳೆ ಒಳ್ಳೆಯದಲ್ಲ ನೆನಪಿರಲಿ, ಕುಂಕುಮ ಹಚ್ಕೋಬೇಕೇ ಹೊರತು ಈ ಸ್ಟಿಕ್ಕರ್ ಅವೆಲ್ಲ ಹಚ್ಕೊಳ್ಳೋಕೆ ಹೋಗಬಾರ್ದು. ಹಚ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಅವೆಲ್ಲ ನಿಮಗೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಹೆಚ್ಚು ಕಡಿಮೆ ಅವೆಲ್ಲ ಗೋಮಾಂಸದಿಂದ ಮಾಡ್ತಾರೆ ಅವೆಲ್ಲ ಕೂಡ. 100 ಪಾಲು ಕಾಸ್ಮೆಟಿಕ್ಸ್ ಏನಿದೆ ಅದು ಬೇಸಿಕಲಿ ಉಪಯೋಗಿಸೋದು ಗೋಮಾಂಸ. ಅದು ಅಷ್ಟು ಗೋವುಗಳು ಕೊಂದು ಪಾಪದಲ್ಲಿ ನಾವು ಭಾಗಿಯಾದಾಗ ಆಗ್ತೇವೆ ಫಸ್ಟ್ ಅದು. ಮತ್ತು ಅದೆಲ್ಲ ನಿಷಿದ್ಧ ಆಸೂರಿ ಶಕ್ತಿ ಎಂಟರ್ ಆಗುತ್ತೆ, ಅದನ್ನು ಅರ್ಥ ಮಾಡಿಕೊಂಡು ಅದೆಲ್ಲ ಸುಮಾರು ಸಿಂಪ್ಲಿಸಿಟಿ ಮಾಡ್ಕೊಂಡ್ಬಿಡ್ತಾರೆ. ನೀವಾರು ಕುಂಕುಮ ಹಚ್ಕೊಂಡ್ರೆ ಅದು ಲಕ್ಷ್ಮೀ ಸನ್ನಿಧಾನ, ಅರಿಶಿನದಲ್ಲಿ ಲಕ್ಷ್ಮೀ ಸನ್ನಿಧಾನ, ಅದು ಚಿಂತನೆ ಮಾಡಿ ಹಚ್ಕೋಬೇಕು. ಆಮೇಲೆ ಅರಿಶಿನ ತರ್ತೀರಿ ಸೈಡೆಟ್ ಹಚ್ಕೋಬಾರ್ದು, ದೇವ್ರ ಮುಂದೆ ಇಡಬೇಕು ಫಸ್ಟ್ ಅದನ್ನು, ಲಕ್ಷ್ಮೀನಾರಾಯಣ ಸಮರ್ಪಣೆ ಮಾಡಬೇಕು. ಮತ್ತು ಬಂದವರಿಗೆಲ್ಲ ಕೆಲವು ಅರಿಶಿನ ಕೊಟ್ಟು ಎಲ್ರಿಗೂ ಅದೊಂದೇ, ತಾವು ಹಚ್ಕೊಳ್ಳೋದಕ್ಕೆ ಲಕ್ಷ್ಮೀದೇವಿಗವರಿಗೆ ಬಂದವರಿಗೆ ಅದೇ ಎಲ್ಲರಿಗೂ ಅದೇನೆ. ಹಾಗೆ ಮಾಡಬಾರ್ದು, ಎಲ್ಲ ಬೇರೆ ಬೇರೆ ಭಾಗ ಮಾಡಿಟ್ಕೋಬೇಕು. ದೇವರಿಗೆ ಉಪಯೋಗಿಸೋದು ಬೇರೆ ಯಾರಿಗೂ ಉಪಯೋಗಿಸ್ಬಾರ್ದು, ರಿಸರ್ವ್ ಫಾರ್ ದೇವರು. ಆಮೇಲೆ ತಾವು ಹಚ್ಕೊಳ್ಳೋದು ಬೇರೆ ಇಟ್ಕೊಂಡಿರ್ಬೇಕು, ದಿವಸ ತಮ್ಮದಷ್ಟೇ ಕೆಲಸ, ಬೇರೆ ಯಾವುದಕ್ಕೂ ಉಪಯೋಗಿಸಿಲ್ಲ, ತಮಗೆ ಮಾತ್ರ. ಕೊಡೋರಿಗೆ ಬೇರೆ ಇಟ್ಕೊಂಡಿರ್ಬೇಕು. ಈ 3 ಭಾಗ ಮಾಡಬೇಕು, ಅರಿಷ್ಟ ಕುಂಕುಮಗಳೆಲ್ಲ ಮಿಕ್ಸ್ ಮಾಡೋದಕ್ಕೆ ಹೋಗಬಾರ್ದು. ದೇವ್ರ ಪಾತ್ರೆ ಹಾಗೇನೆ, ದೇವ್ರ ಪಾತ್ರೆನ ಅಡುಗೆ ಪಾತ್ರೆನ ಮಿಕ್ಸ್ ಮಾಡಬಾರ್ದು. ದೇವ್ರ ಪಾತ್ರೆ ಬೇರೆ, ಅಡುಗೆ ಪಾತ್ರೆ ಬೇರೆ. ಅಡುಗೆ ಪಾತ್ರೆಯಲ್ಲಿ ಇನ್ನೊಂದು ಗೊತ್ತಿರಲಿ, ಅವೆಲ್ಲ ಇನ್ನೊಂದು ಕೆಲವು ಧರ್ಮಗಳು ಅನ್ನ ಮಾಡಿರ್ತೀರಿ, ಅದೆಲ್ಲ ಡೈರೆಕ್ಟ್ ಬಡಿಸ್ಬಾರ್ದು. ಒಂದು ತಟ್ಟೆ ತೋಡ್ಕೊಂಡು ಬಡಿಸ್ಬೇಕು, ಡೈರೆಕ್ಟ್ ಬಡಿಸ್ಬಾರ್ದು. ಯಾವುದೇ ಪದಾರ್ಥನ ಬಡಿಸ್ಬೇಕಾದ್ರೆ ಇನ್ನೊಂದು ಚಿಕ್ಕ ಪಾತ್ರೆ ಹಾಕೊಂಡು ಬಡಿಸ್ಬೇಕೇ ಹೊರತು ಅದನ್ನು ಹಟ್ಟಿಗೆ ಬಿಟ್ಟಿಗೆ ಬಡಿಸ್ಬಾರ್ದು. ಯಾತಕ್ಕೆ ಅಂದರೆ ಅದು ಎಂಜಲಾದ ಲೆಕ್ಕ, ಡೈರೆಕ್ಟ್ ಹಾಕಿಬಿಟ್ಟು ಎಂಜಲಾದ ಲೆಕ್ಕ. ಮರುದಿವಸ ದೇವ್ರನ್ನ ಇದ್ದು ಅಡುಗೆ ಮಾಡೋಕ್ಕೆ ಬರೋದಿಲ್ಲ, ಅದರೊಳಗೆ ನಾವು ಉಪಯೋಗಿಸ್ತಾ ಇಲ್ಲ ಲೆಕ್ಕ. ದೇವ್ರಿಗೆ ಮೀಸಲಿದ್ದಾಗಿರಬೇಕು. ಇದನ್ನೇ ಎಕಾನಮಿ ಮಾಡೋಕ್ಕೆ ಹೋಗ್ತಾರೆ, ಸ್ವಲ್ಪ ಒಂದು ಪಾತ್ರೆ ಉಳಿಯುತ್ತೆ ಅಂತೇಳಿ ಎಕಾನಮಿ ಪಾತ್ರೆ ಉಳಿತು, ಪುಣ್ಯ ಹೋಯಿತು, ಹಾಗಾಗಬಾರ್ದು. ಎಕಾನಮಿ ಅದರಲ್ಲೆಲ್ಲ ಮತ್ತೆ ತೋರಿಸಬಾರ್ದು, ಸರಿಯಾಗಿ ಫಾಲೋ ಮಾಡಬೇಕು. ಆಗ ಅದು ಗೊತ್ತಾಗುತ್ತೆ. ಮನೆಯಲ್ಲಿ ಅದನ್ನೆಲ್ಲ ಅನುಷ್ಠಾನ ಮಾಡಿಕೊಂಡಿದ್ರೆ ನಿತ್ಯ ಜೀವನದಲ್ಲೇ ಎಷ್ಟು ಒಂದು ದಿವಸ ತಪಸ್ಸಿದ್ದಾಗಲೆಕ್ಕ, ಒಂದು ದಿವಸ ಬೆಳಗ್ಗಿನಿಂದ ಇದ್ದು ಸಾಯಂಕಾಲದವರೆಗೂ ಏನೇನು ಮಾಡಿದೆ ಲೆಕ್ಕ ಹಾಕಿಬಿಟ್ರೆ, ಓಹೋ ಮೋಕ್ಷಕ್ಕೆ ಇಷ್ಟು ಹತ್ರ ಆಗಿದ್ದೇವೆ ಅಂತ ತಿಳ್ಕೋಬೇಕು. ನಾವು ಇಷ್ಟು ಹತ್ರ ಆಗಿದ್ದು, ಇವತ್ತಿಂದ ಇಷ್ಟು ಎಷ್ಟು ಸಾಧನೆ ಮಾಡಿದ್ದೇವೆ. ಅದೇ ಕೆಲವರು ಮಾಡ್ತಾರೆ, ಬೈಕೊಂಡು ಮಾಡ್ತಿರ್ತಾರೆ, ಹಾಡೋದು ಅದೇ ದೇವ್ರ ಪೂಜೆ, ಅದೇ ಇದು, ಅದೇ ಅಡಿಗೆ, ಸಾಕಾಗಿದೆಯಪ್ಪ. ಒಂದು ಸಾರ ಹೋಟ್ಲಿಗೆ ಹೋಗೋಣ ಅಂದರೆ ಬಿಡೋದಿಲ್ಲ ಇವರು. ಒಂದು ಸಾರ ಚೇಂಜ್ ಆಫ್ ಫುಡ್ಡು, ಬೇರೆ ಕಡೆ ತಿನ್ಬಿಡೋಣ ಅನ್ಕೋಬಾರ್ದು. ದೇವ್ರದ್ದು ಹೀಗೆ ಇಟ್ಟಿರಲಿ ನಮ್ಮನ್ನು. ಒಂದಿವಸನೂ ದಾರಿ ತಪ್ಪಬಾರ್ದು ಆ ರೀತಿ ಅನ್ಬೇಕೆ ಹೊರತು ಒಂದಿವಸ ಆಕ್ಸಿಡೆಂಟ್ ಮಾಡ್ಕೋಬಾರ್ದು ಅಂತ ಕೇಳಿದ್ರೆ ಯಾಕೋ ಆಗುತ್ತೆ ಅಷ್ಟೆ. ದಿವಸ ಸೇಫ್ ಆಗಿ ಹೋಗ್ತೀವಿ, ಒಂದಿವಸ ಆಕ್ಸಿಡೆಂಟ್ ಯಾಕೆ ಮಾಡ್ಕೋಬಾರ್ದು ಅಂತ ಕೇಳಿದರೆ ಪ್ರಾಣ ಹೋಗುತ್ತೆ ಅಷ್ಟೆ. ಹಾಗಲ್ಲ, ಇದೇ ರೀತಿಯೇ ನಾವು ಪ್ರತಿ ದಿವಸನೂ ಹಾಗೆ ಮಾಡಬೇಕು. ಸಂಧ್ಯಾವಂದಿ ಮೊದಲಾದವುಗಳನ್ನು ಬೈಕೊಂಡು ಮಾಡೋ ಅಭ್ಯಾಸ ಮಾಡಬೇಡಿ. ಕೊನೆಯ ಪಾಯಿಂಟ್ ಅದು. ಇವತ್ತು ಅಡುಗೆ ಮಾಡೋದು ಏನೇ ಮಾಡಲಿ, ಗೃಹಕರ್ಮವ ಬೇಸರದಲ್ಲೇ ಫಸ್ಟು, ಪರಮೋತ್ಸಾಹದಲ್ಲಿ ಮಾಡುತ್ತಾ ನೆಕ್ಸ್ಟು. ಬೇಸರದಲ್ಲಿ ಅಂದರೆ ನೆಗೆಟಿವ್ ಥಿಂಕ್ ಮಾಡಬೇಡಿ, ಪಾಸಿಟಿವ್ ಆಗಿರಬೇಕು. ಖುಷಿ, ಯಾರು ಅತಿಥಿಗಳು ಬಂದುಬಿಟ್ರೆ ಹಬ್ಬ, ಎಷ್ಟು ದೇವತೆಗಳು ಬಂದಿದ್ದಾರೆ ಸನ್ನಿಧಾನ, ನಮ್ಗೆ ಎಷ್ಟು ಪುಣ್ಯ, ನಾವು ಇವತ್ತು ಖುಷಿಯಿಂದ ಮಾಡಬೇಕೇ ಹೊರತು ಬಂದರು ಆಚಾರ ಗವಳಾಡಿಸ್ಬಿಡ್ತಾರೆ, ಬಿಡೋದೇ ಇಲ್ಲ. ಇನ್ನು ಯಾವಾಗ ಹೋಗ್ತಾರೋ ಏನು ಗತಿಯೋ, ಅದು ಬೇರೆ. ಅವ್ರು ಕೇಳಿಸಾಗ ಹೇಳ್ತಾರೆ, ಕೆಲವರು ಬಿಡೋದೇ ಇಲ್ಲ, ಅವ್ರ ಕಿವಿ ಬಿದ್ದಿರ್ಬೇಕು. ಅವರು ಕೆಲವರು ಇರ್ತಾರೆ, ಬೈದರೂ ಹೋಗೋದಿಲ್ಲ, ಅವರು ಇರ್ತಾರೆ, ಎರಡು ಗುಂಪಿನವರು ಇರ್ತಾರೆ. ಆದರೆ ಇಲ್ಲಿ ಮ್ಯಾನೇಜ್ ಮಾಡಬೇಕು, ವಿನಾಕಾರಣ ಹೋಗಬಾರ್ದು, ಇವರು ವಿನಾಕಾರಣ ಕಳಿಸ್ಬಾರ್ದು, ಅವರು ಭಾಳ ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಆಗ ಪುಣ್ಯ ಒಂದು ದಿವಸಕ್ಕೆ ಪುಣ್ಯದ ಅಕೌಂಟ್ ಅಷ್ಟು ಜಾಸ್ತಿ ಆಗಿರಬೇಕು. ತಿಂಗಳು ತಿಂಗಳು ಸಂಬಳ ಬರುತ್ತೆ ನಮಗೆ ಗೊತ್ತು, ದಿವಸ ದಿವಸಕ್ಕೆ ಪುಣ್ಯ ಬರುತ್ತೆ ಅದು ಗೊತ್ತಿರಬೇಕು. ಕ್ಷಣ ಕ್ಷಣದಲ್ಲೂ ಪುಣ್ಯ ಸಂಪಾದನೆ ಆಗುತ್ತೆ. ಆ ರೀತಿ ಬದುಕಿದರೆ ಇಡೀ ಮತ್ತು ಗೋವುಗಳನ್ನು ಮರಿಬಾರ್ದು, ನೆನಪಿರಲಿ. ತುಳಸಿ ಹಾಗೂ ಗೋವು ಅಷ್ಟೇ ಮುಖ್ಯ, ತುಳಸಿ ಧಾತ್ರಿ ಗೋವು. ಗೋವುಗಳನ್ನು ನಿತ್ಯದಲ್ಲೂ ಕೂಡ ಎಷ್ಟಾದರೂ ಗೋಗ್ರಾಸ ಅಂತ ಕೊಡಬೇಕು. ಗೋವುಗಳು ಅವೇ ಬರುತ್ತೆ ಸಾಮಾನ್ಯ, ಕೂಡ ಅಭ್ಯಾಸ ಮಾಡಿಬಿಟ್ಟು ಕರೆಕ್ಟ್ ಟೈಮ್ ಬಂದುಬಿಡುತ್ತವೆ. ಇವೇನು ಭಾರಿ ಕೊಡಬೇಕಾಗಿಲ್ಲ, ಒಂದಿಷ್ಟು ಮುಷ್ಟಿ ಅಕ್ಕಿನೋ ಬೆಲ್ಲನೋ ಕೊಟ್ಟರು ಹೋಗುತ್ತೆ, ಒಂದಿಷ್ಟು ಹುಲ್ಲು ಕೊಟ್ಟರು ಹೋಗುತ್ತೆ, ಸ್ವಲ್ಪ ನೀರಿಟ್ಟರು ಕುಡಿದು ಹೋಗುತ್ತೆ. ಅದು ಹೆಚ್ಚು ಡಿಮ್ಯಾಂಡ್ ಮಾಡಿ, ಮನುಷ್ಯರು ಡಿಮ್ಯಾಂಡ್ ಮಾಡಿದಾಗ ಗೋವುಗಳು ಡಿಮ್ಯಾಂಡ್ ಮಾಡೋದಿಲ್ಲ, ಭಾರಿ ಮಿನಿಮಮ್ ಅದು. ಅದು ಉಪಯೋಗ ಮಾತ್ರ, 33 ಕೋಟಿ ದೇವತೆಗಳಿಗೆ ನೀವು ಸೇವೆ ಮಾಡಿದಷ್ಟು ಪುಣ್ಯ ಬರುತ್ತೆ. ಒಂದು ಅರ್ಥ ಮಾಡಿಕೊಂಡು ಗೋವುಗಳನ್ನು ಹುಡುಕಿ ಹುಡುಕಿ, ಅಕಸ್ಮಾತ್ ಎಲ್ಲರೂ ಹೋಗ್ತಾ ಒಂದೆರಡು ಬಾಳೆಹಣ್ಣು ಇಟ್ಕೊಂಡು ಹೋಗ್ಬಿಟ್ರಿ, ಜೊತೆಗೆ ಗೋ ದಾರಿ ಸಿಕ್ತೋ ಕೊಟ್ಟುಬಿಡಿ, ಎಷ್ಟು ಖುಷಿ ಪಡುತ್ತೆ ಗೊತ್ತ, ಎಷ್ಟು ಪುಣ್ಯ ಬರುತ್ತೆ ಅದರಿಂದ. ನಾವು ಹೊಡೆದು ಸುಮ್ಮನೆ ಕೂಡ ಬಂದರೆ ಪಟ್ಟ ಅಂತ ಹೊಡೆದೇ ಹೋಗೋದು ಬಿಡೋದಿಲ್ಲ. ಅದು ಗೋವುಗಳನ್ನು ಹೊಡಿತಾರೆ, ನಾಯಿನ ಸಾಕ್ತಾರೆ, ಹಾಗೆ ಮಾಡಬಾರ್ದು. ನಾಯಿ ಕಟ್ಟಲಕ್ಕೆ ಹೋಗಬೇಡಿ, ನಾಯಿನ ಹೊಡಿಬೇಕು ಅಂತ ಹೇಳ್ತಾ ಇಲ್ಲ, ಮನೇಲಿ ಸಾಕಲಿಕ್ಕೆ ಹೋಗಬೇಡಿ ನಾಯಿಗಳನ್ನು. ಆ ನಾಯಿಗಳು ಮನೆ ಕಾಪಾಡುತ್ತೆ ಅಂದರೆ ಕಾಲ್ರು ಭಾರಿ ಡೆವಲಪ್ ಆಗಿಬಿಟ್ಟು ಇಂಪ್ರೂವ್ ಆಗಿಬಿಟ್ಟಿದ್ದಾರೆ ಅವರು. ನಾಯಿ ಬಿಸ್ಕತ್ ಕೊಟ್ಟು ತಿನ್ನಿಸೇ ಒಳಗೆ ಬರೋದು ಅವರು, ಯಾವ ನಿಜವಾದ ಕಾರಣ ಯಾವ ನಾಯಿನಿಗೇನು ಕೇರ್ ಮಾಡಲ್ಲ ಅವರು. ಆದ್ದರಿಂದ ಮನೆ ಕಾಯೋದು ಬೇಡ, ಪರಮಾತ್ಮ ಮನೆ ಕಾಯ್ತಾನೆ ಅಂತ ಯೋಚನೆ ಕೊಡೋದು ಅಲ್ಲಿ ಬಿಟ್ಟುಬಿಡಿ. ಹಿಂಸೆ ಮಾಡಬೇಕು ಅಂತ ಶಾಸ್ತ್ರ ಹೇಳೋದಿಲ್ಲ. ಅದನ್ನು ನೋಡಿದರೆ, ನಾಯಿ ನೋಡಿದರೆ ಎಲ್ಲೋ ಅಲ್ಲಿ ಒಂದು ಆಹಾರ ಇದೆ ಅಂತ ಇಲ್ಲಿಂದ ನೋಡುತ್ತಂತೆ, ಇಲ್ಲಿಂದ ರೇಸ್ ಎಮಿಟ್ ಮಾಡುತ್ತಂತೆ, ಅದು ಎಂಜಲ್ ಬಿಡುತ್ತಂತೆ ಆಗಲೇ ಹೋಗಿದ್ದರು. ವಿಷ ಅದು ನೆನಪಿರಬೇಕು. ಗೋವುಗಳು ನೋಡಿಬಿಟ್ರೆ ಪುಣ್ಯ ಬಿಡುತ್ತಂತ, ಅದು ಗೋವುಗಳು ನೋಡಿಬಿಟ್ರೆ ಪವಿತ್ರ ಆಗಿಬಿಡುತ್ತಂತೆ, ನಾಯಿ ನೋಡಿದ್ರೆ ಅಪವಿತ್ರ ಆಗಿಬಿಡುತ್ತಂತೆ ನೆನಪಿರು. ಮಹಾಭಾರತ ಹೇಳುತ್ತೆ, ನಾಯಿ ನೋಡಿದರೆ ಸಾಕು ಪಾಯ್ದನಸ್ ಲುಕ್ ಅದರು. ಅದಕ್ಕೆ ನಾಯಿನ ಸಾಕ್ಲಕ್ಕೆ ಹೋಗಬಾರ್ದು. ಇವತ್ತು ಮನೆ ಮನೆಗಳಲ್ಲಿ ಆ ದೃಶ್ಯ ಕಾಣುತ್ತೇವೆ ನಾವು. ನಮ್ಮ ಕಲ್ಯಾಣಕ್ಕೋಸ್ಕರ ಮಕ್ಕಳು ನಾಯಿ ಜೊತೆಗೆ ಆಡೋದು ನೋಡಿ ಎಂಜಾಯ್ ಮಾಡ್ತಿರ್ತಾರೆ ಇವರು. ಏನು ಮಾಡಬೇಕು ಹೇಳಿ, T20 ಬೆಟರ್. ಅದಕ್ಕಿಂತ T20 ಕುಡಿದ್ರೆ ಈ ಜನ್ಮ ಹೋಗುತ್ತೆ, ನಾಯಿ ಜನ್ಮ ಮುಂದಿನ ಜನ ನಾಯಿ ಪಾಡಾಗಿಬಿಡುತ್ತೆ ಆಮೇಲೆ. ಅದು ಬಿಡಿಸ್ಬೇಕಾದಾಗ ಅಲ್ಲಿ ಮಾಡಬಾರ್ದು ಅಂತೆ. ಕೆಲವರಂತೂ ಅದು ಜೊತೆಗಿರ್ತಾರೆ, ಇದು ಮಾಡ್ತಾರೆ, ಅದು ಎಂಜಲ್ ತಿಂತ ಅರ್ಧ, ಅದಕ್ಕೆ ಅರ್ಧ ಇವನಿಗೆ ಬಿಸ್ಕತ್ತು. 1/2 ನಾಯಿಗಳಾದಾಗಾಯ್ತು ಅಷ್ಟೇ ಹೊರತು ಏನೂ ಆಗಲಿಲ್ಲ. ಅತಿ ಮೋಹ ಇದು, ಹಾಗೆಲ್ಲ ಮಾಡಬಾರ್ದು. ಎಲ್ಲ ಹೋಗ್ತಿದ್ದ ದಾರಿಯಲ್ಲಿ ಯಾರೋ ಕೊಡ್ತಿದ್ರು, ಓಕೆ ಅದೇನು ಯೋಚನೆ ಮಾಡಬೇಡಿ. ಅದು ನಮ್ಮಿಂದ ಸೇವೆ ಆಗಬೇಕು ಅಂದರೆ ಸರಿಯಲ್ಲ, ಅಥವಾ ಉಳಿದು ಕೊಟ್ಟರೆ ತಿಂದು ಹೋಗಲಿ ಪರವಾಗಿಲ್ಲ, ಅದು ನಾವೇ ಸಾಕಿ ಅದಕ್ಕೆ ಹಾಕಬೇಕು ಅಂತ ಹೇಳ್ಕೊಟ್ರೆ ತಪ್ಪಾಗುತ್ತೆ. ಅವೆಲ್ಲ ನಿತ್ಯ ಧರ್ಮದಲ್ಲಿ ಹೆಂಗಸರ ಧರ್ಮ ಅಂತ ಹೇಳಿದ್ರೆ ಬರೀ ಒಂದೇ ಧರ್ಮ ಅಲ್ಲ, ಎಲ್ಲದೂ ಸಾಮಾಜಿಕ ಲೌಕಿಕ. ಅದೇ ರೀತಿ ನಿತ್ಯದಲ್ಲಿ ಮನೆ ಕೆಲಸ ಬೇರೆ, ಸಮಾಜಿಕ ಕೆಲಸ ಬೇರೆ, ದೇವರ ಕೆಲಸ ಬೇರೆ, ಅತ್ತೆ ಮಾವಂದ್ರೆ ಸೇವೆ ಎಷ್ಟು ಕಡೆ ಇದೆ ಗಮನ ಅವ್ರಿಗೆ ಗೊತ್ತಾ. ಅದಕ್ಕೆ ಒಬ್ಬ ಹೆಂಗಸು ಮಾಡೋ ಪುಣ್ಯ ಭಾರಿ ಜಾಸ್ತಿ ಅಂತ ಹೇಳಿದ್ದಾರೆ ಆಚಾರ್ಯರು. ಬರೀತಾರೆ ಗಾಂಧಾರಿದ್ರು, ಅಷ್ಟೇ ಬರೀತಾರೆ ಗಾಂಧಾರಿ ಒಳ್ಳೆ ರೀತಿಯಲ್ಲಿ ಬದುಕಿ ಎಷ್ಟು ಪುಣ್ಯ ಮಾಡಿದ್ರು ಅಂದರೆ ಧೃತರಾಷ್ಟ್ರ ಮೀರಿಸಿಬಿಟ್ಟಿಲ್ಲಂತೆ ಪುಣ್ಯಾತಿಗೆ, ಗಂಡನ್ನೇ ಮೀರಿಸಿಬಿಟ್ಟಿಲ್ಲಂತೆ. ಅದಕ್ಕೋಸ್ಕರ ಮುಂದೆ ಕೃಷ್ಣನಿಗೆ ಶಾಪ ಕೊಡೋ ನೆಪದಲ್ಲಿ ಪುಣ್ಯ ಕಡಿಮೆ ಮಾಡಿದರು ಅಂತ ಹೇಳ್ತಾರೆ. ಅಷ್ಟು ರೀತಿ ಪುಣ್ಯ ಮಾಡಬೇಕೇ ಹೊರತು ನಾವು ಎಂದೂ ಕೂಡ ಪುಣ್ಯ ಕಳ್ಕೊಳ್ಳೆ ಕೆಲಸ ಮಾಡಬಾರ್ದು. ಮತ್ತು ಗಂಡಸರು ಮಾಡೋ ಪುಣ್ಯ ಕಾರ್ಯ ಮಂತ್ರ ಇತ್ಯಾದಿಗಳಲ್ಲಿ ಸ್ವಲ್ಪ ಹೆಚ್ಚು ಶ್ರಮ ಇದೆ, ಗಂಡಸರಿಗೆ ಶ್ರಮ ಇಲ್ಲ. ಅನೇಕ ಹೆಂಗಸರು ಕೊನೆ ಆರ್ಗ್ಯುಮೆಂಟ್ ಅಂದರೆ, ನಾವ್ಯಾಕೆ ವೇದ ಓದಬಾರ್ದು, ಇದು ದೊಡ್ಡ ಶುರುವಾಗಿ, ನಾವ್ಯಾಕೆ ವೇದ ಓದಬಾರ್ದು. ಗಂಡಸರಿಗೆ ಕೇಳ್ತಾರೆ, ನಾವ್ಯಾಕೆ ವೇದ ಓದಬೇಕು ಅಂತ ಇವರು, ನಾವ್ಯಾಕೆ ಓದಬಾರ್ದು ಅಂತ ಅವರು. ದೇವರು ಇಬ್ಬರು ಬಿಟ್ಟು ಬಿಡಿ ಅಂತ ಬಿಡಿಸಿಬಿಟ್ಟಿದ್ದಾರೆ. ಅದು ಯಾರು ಓದಬೇಡಿ, ಹಾಳಾಗಿ ಹೋಗ್ರಿ ಅಂತ ಹೇಳಿದ್ದೀನಿ. ಇದು ಯಾಕೆ ಓದಬೇಕು, ಎಕ್ಸೆಂಪ್ಷನ್ ಕೊಟ್ಟಾಗ ಯಾಕೆ ಓದ್ಬೇಕು ನೀವು ಅದನ್ನು, ಎಕ್ಸೆಂಪ್ಷನ್ ನಿಮಗೆ ಅದು ಅವೈಲ್ ಮಾಡ್ಕೋಬೇಡ. ಇವತ್ತು ನಾಳೆ ಸ್ಕೂಲ್ ಇಲ್ಲ, ಎಂಜಾಯ್ ಮಾಡಿಬಿಡ್ತಾರೆ. ಯಾಕೆ ಹೋಗ್ಬಾರ್ದು, ಯಾರು ಇರೋಲ್ಲ ಹೋಗಬೇಡಿ ಅಂತ ಅಷ್ಟೇ ಅರ್ಥ. ಅದು ಹೋಗಬೇಡಿ ಅಂದರೆ ಹೋಗಬೇಡಿ, ಅದು ಕನ್ಸೆಷನ್ ಕೊಟ್ಟಿರೋದು. ಒಬ್ಬ ಸಾವುಗಳು ಹೇಳಿದರು, ಹೆಂಗಸನ್ನ ರೀತಿ ಪ್ರಶ್ನೆ ಕೇಳ್ತಾರೆ, ನಾ ಹೋದಲ್ಲೆಲ್ಲ ನಾವ್ಯಾಕೆ ವೇದ ಓದಬಾರ್ದು ಅಂತೇಳಿ. ನನಗನ್ಸುತ್ತೆ ನನಗೇನಾದ್ರು ವೇದ ಓದಬಾರ್ದು ಸ್ವಾಮಿಗಳು ಅಂತ ಇದ್ದಿದ್ರೆ ಎಷ್ಟು ಖುಷಿಯಾಗ್ತಿತ್ತು ನನಗೆ ಅಂತ ಹೇಳಿದ್ರು. ಗೊತ್ತಾಯ್ತು ಅವರು ನಾನು ಬೈತಿದ್ರು ಎಷ್ಟು ಖುಷಿಯಾಗ್ತಿ, ಎಷ್ಟು ಜವಾಬ್ದಾರಿ ಉಳಿತಿತ್ತು ಅಂತ ಹೇಳಿದೆ. ಶಾಸ್ತ್ರ ಓದಿ ಅವ್ರು ಕೇಳಬಾರ್ದು ಅಂತ ಹೇಳಿದ್ರು, ವಿಷಯ ತಿಳ್ಕೊಳ್ಳಿ ಏನು ತಪ್ಪಲ್ಲ, ಓದಿ ತಿಳ್ಕೊಳ್ಳೋದು ಬೇಡ ಅಷ್ಟೇ, ಎಕ್ಸೆಂಪ್ಷನ್ ಅಷ್ಟೇ ಅದು. ಅದನ್ನು ನೀವು ಸಂತೋಷ ಪಡಬೇಕೇ ಹೊರತು ದುಃಖ ಪಡೋ ಕಾರಣ ಇಲ್ಲ. ಅದು ಇರೋದ್ರ ಓದೋದು ಬೇಕಾದಷ್ಟು ಇದೆ, ಅನ್ಯಾಕೆ ಓದಬಾರ್ದು ಹಠ ಹಿಡಿಬೇಕೀಗ. ಹರಿಕ ಸಾರ್ ಒಂದು ಓದಬೇಕಾದ್ರೆ ಜನ್ಮ ಸಾಲದು ನಿಮಗೆ, ತತ್ವ ಸಾಲ ಓದಿ ಹರಿಭಕ್ತಿ ಸಾರ ಓದಲು ಜನ್ಮ ಸಾಲದು. ಎಷ್ಟು ಒಂದು ದಾಸ ಸರಿಯಾಗಿ ಅರ್ಥ ಮಾಡ್ಕೊತಾ ಹೋದ್ರೆ ಎಷ್ಟು ಬರೀತಾರೆ ಅಂದರೆ, ನಿಮಗೆ ಅಲ್ಲಿರೋ ವಾಕ್ಯಗಳು ಅರ್ಥ ಮಾಡ್ಕೊಳ್ತಾ ದೊಡ್ಡ ಸಮುದ್ರದಾಗ ಆಗಿಬಿಡುತ್ತೆ. ಅಷ್ಟೆಲ್ಲ ಇರಬೇಕಾದ್ರೆ ಕಳ್ಕೊಳ್ಳೋದಂತನ ಮಾಡಬಾರ್ದು. ಇವೆಲ್ಲ ಅದಕ್ಕೆ ಸೇರಿದೆ. ಇನ್ನು ಅಹಲ್ಯ ಪ್ರಸಂಗ ಇದೆ ಅಂತ ತಿಳ್ಕೊಬೋಣ. ಅಹಲ್ಯ ಅಂಥವಳು ಲೋಕದೃಷ್ಟಿಯಲ್ಲಿ ಇಂದ್ರದೇವರು ಬಂದು ಅವರ ಪಾತಿವ್ರತ್ಯವನ್ನು ಕಡ್ದು ಹಾಕಿದರು. ಇದೆಲ್ಲರಿಗೂ ಗೊತ್ತಿದೆ. ಈ ಕಥೆ ಯಾತಕ್ಕೆ ಅಹಲ್ಯ ಕಥೆ ನೆನಪಿಸ್ಕೋಬೇಕು ಅಂತ ಕೇಳಿದರೆ, ಅಹಲ್ಯ ಇಲ್ಲಿ ತಪ್ಪು ಮಾಡಿಲ್ಲ ನೆನಪಿರಬೇಕು. ಅಹಲ್ಯ ತಪ್ಪು ಮಾಡಿ ಆಚಾರ ನಿರ್ಣಯ ವಾದಿರಾಸರು ಸ್ಪಷ್ಟ ಬರೀತಾರೆ, ಅನೇನ ಅಹಲ್ಯಾಯ ನಾಪರಾಧೋಸ್ತಿ ಇತಿ ಸೂಚಿತಂ. ತನ್ನ ಗಂಡ ಗೌತಮರೇ ಬಂದಿದ್ದಾರೆ ಅಂತ ತಿಳ್ಕೊಂಡೆ ಹೊರತು ಅಹಲ್ಯ ಇದರಿಂದ ಗೊತ್ತಾಗಲಿಲ್ಲ ಆಕೆಗೆ. ಆದ್ದರಿಂದ ಆಕೆ ಪಾತಿವ್ರತ್ಯ ಹೋಗಲಿಲ್ಲ ನೆನಪಿರಬೇಕು. ಆಕೆ ಪಾತಿವ್ರತ್ಯ ಹೋಗಲಿಲ್ಲ, ಸೊ ಸಿ ಇಸ್ ಸೇಫ್. ಇದರಿಂದ ಸಮಾಜ ಅರ್ಥ ಕೊಟ್ಟು ಯಾವುದೇ ಕಾರಣದಿಂದ ಅಜ್ಞಾನಾದಿಗಳಿಂದ ಮಾಡೋ ತಪ್ಪುಗಳನ್ನು ದೇವರು ಕ್ಷಮಿಸ್ತಾನೆ, ಅದು ಅಹಲ್ಯೆಯ ಸಾಧನೆ. ಆಮೇಲೆ ಗೊತ್ತಾಯ್ತಲ್ಲ, ಭಾರಿ ಪಶ್ಚಾತ್ತಾಪಪಟ್ಲು. ಗೌತಮರು ಗಂಡನೇ ಶಾಪ ಕೊಟ್ಟುಬಿಟ್ರು. ಏನಂತ, ಸಾವಿರಾರು ವರ್ಷಗಳ ಕಾಲ ನೀನು ಶಿಲೆಯಂತೆ ಇರು, ಒಂದೆರಡು ದಿವಸ ಅಲ್ಲ, ಸಾವಿರಾರು ವರ್ಷಗಳ ಕಾಲ ಶಿಲೆಯಂತೆ ಇರು, ರಾಮದೇವರು ಬರೋವರೆಗೂ ಇರು, ಯಾವತ್ತು ರಮಸ್ಯ ದರ್ಶನಂ ಅಂತ ಹೇಳ್ತಾರೆ. ಆಕೆ ಏನು ಮಾಡ್ಬೋದಾಗಿತ್ತು ಗೊತ್ತಾ, ತಪ್ಪಿಲ್ಲ ಆಕಿದು, ತಿರಿ ಗಂಡನೇ ಶಾಪ ಕೊಡ್ಬೋದಾಗಿತ್ತು ಬೇಕಾದರೆ, ಕೊಡಲಿಲ್ಲ. ಎಷ್ಟು ಪುಣ್ಯ ಬಂತು ಗೊತ್ತಾ ಆಕೆಗೆ ಅಂತ ಹೇಳ್ತಾರೆ. ಎಷ್ಟೊತ್ತು ನಾವು ಏನು ಮಾಡ್ತೇವೆ ಗೊತ್ತಾ, ಒಬ್ರು ಹೋಯ್ತಾರೆ, ಹತ್ತು ಬೈದ್ಬಿಡ್ತೇವೆ ನೋಡಿ, ನನಗೂ ಬಾಯಿದೆ ತೋರಿಸ್ಬೇಕಲ್ಲ, ಬಾಯಿದೆ ಪುಣ್ಯ ಹೋಯ್ತು ನೆನಪಿರಲಿ ಅಂತ ಹೇಳ್ತಾರೆ. ಅವನು ಬೈದ, ನಮ್ಮ ಪಾಪ ಕಳೆದು ತಗೊಂಡ್ಬಿಟ್ಟ ಆ ಕಡೆಗೆ, ನಾವು ಬೈದೆ ಅವನ ಪಾಪ ನಾವು ತೊಗೊಂಡ್ಬಿಡ್ತೀವಿ ನಾನು. ಸೊ ಬೈಯೋದಕ್ಕೆ ಬೈಯೋದಲ್ಲ, ಆಕೆ ತಡ್ಕೊಂಡ್ಲಂತೆ. ಎಷ್ಟು ಪುಣ್ಯ ಬಂತ ಗೊತ್ತಾ, ಪಂಚಕನ್ಯರ ಸಾರಿ ಸೇರಿಬಿಡ್ತ, ಗಂಡ ತಪ್ಪು ಮಾಡಿದರೂ ಕೂಡ ಕ್ಷಮಿಸಿದ ದೊಡ್ಡ ದಾಖಲೆ ಹಾಕಿದ್ರು. ಅಹಲ್ಯ ಕಥೆಯಲ್ಲಿ ಎರಡು ಅಂಶ, ತಾನು ನಿರಪರಾಧಿಯಾಗಿ ಪಾತಿವ್ರತ್ಯ ಕಳ್ಕೊಂಡು ಅದರಿಂದ ಸಹಿಸ್ಕೊಂಡ್ಲ ಅದನ್ನು, ಅದು ಒಂದು ಪುಣ್ಯ ಆಯಿತು. ಇನ್ನೊಂದು ಪುಣ್ಯ, ಗಂಡ ವಿನಾಕಾರಣ ಅದು ಭಯಂಕರ ಶಾಪ ಕೊಟ್ಟಿದ್ದಾರೆ, ಸಾವಿರಾರು ವರ್ಷಗಳ ಕಾಲ ಆಗಿರಬೇಕು ಅಂದರೆ ಸಹಿಸ್ಕೊಂಡ್ಲು, ಗಂಡ ಮೇಲೆ ದ್ವೇಷ ಮಾಡಲಿಲ್ಲ. ಕೊನೆ ರಾಮದೇವರು ಕಂಡರು, ಕೊನೆಗೆ ವಿಶೇಷವಾಗಿ ಸಾರ್ಥಕ ಜೀವನ ಸಾಗಿಸಿದ್ದಾರೆ. ಅದಕ್ಕೆ ಹೇಳ್ತಾರೆ, ಇದನ್ನು ಕಾಳಿದಾಸ ಬರೀತಾನೆ, ಭರ್ತುರು ಪ್ರಕೃತಾಪಿ ರೋಷಣತಯ ಮಾಸ್ಮ ಪ್ರತೀಪಂ ಗಮಃ. ಕಾಳಿದಾಸನ ಮಾತಿದ್ದು, ಗಂಡ ಅಕಸ್ಮಾತ್ ಏನಾದರೂ ಕೂಡ ಕೋಪಗೊಂಡು ಬೈದರೆ ತಿರುಗಿ ಮಾತಾಡಬೇಡ ಅಂತ ಹೇಳ್ತಾರೆ. ಕಣ್ಣೂರು ಶಕುಂತಲೆಗೆ ಹೇಳ್ತಾರೆ. ಆ ರೀತಿ ಹೇಳಿದ್ರು ಭರತನಂಥ ಮಗ ಹುಟ್ಟುತ್ತಾನೆ, ಲೋಕೋತ್ತರನಾದ ಮಗ ಹುಟ್ಟುತ್ತಾನೆ. ಸೊ ಮಾತಿ ಮಾತಾಡೋದಕ್ಕೆ ಬಾಲೆ ಇದೆ ಅಂತ ಹೇಳಿ ಮಾತಾಡೋಕೆ ಹೋಗಬೇಡ, ಸಹಿಸ್ಕೋ. ಎರಡಾಯಿತು. ಇನ್ನು ದ್ರೌಪದೇವಿ ಕಥೆಯತ್ತು ಮಹಾಭಾರತ ಕೇಳಿದ್ರೆ ಗೊತ್ತಿರುತ್ತೆ, ಹೇಳಬೇಕಾದ ಕಾರಣನೇ ಇಲ್ಲ. ಈಗಾಗಲೇ ಸತ್ಯಭಾಮದೇವಿ ಹೇಳಿದ್ದಾರೆ, ಈಗಾಗಲೇ ಅವರು ದ್ರೌಪದಿ ಏನು ಮಾಡ್ತೇವೆ ಅಂತ ಹೇಳಿದ್ದಾರೆ, ಅದರಿಂದ ಮುಗಿದೋಯ್ತು. ಇನ್ನು ಸೀತಾದೇವಿ ಕಥೆಯಲ್ಲಿರೋ ಮುಖ್ಯವಾದ ಅಂಶ ಅಂತ ಕೇಳಿದರೆ, ಆ್ಯಕ್ಚುಲಿ ಸೀತಾದೇವಿಯಲ್ಲಿ ಇಲ್ಲ, ಸೀತಾಕೃತಿ ಅಷ್ಟೇ. ಯಾವುದೋ ಕಾರಣ ಗಂಡನಿಂದ ದೂರ ಇರೋ ಪ್ರಸಂಗ ಬಂದಾಗ ಹೆಂಗಸು ಹೇಗಿರಬೇಕು ಅಂತ ತೋರಿಸಿಕೊಡ್ತಾನೆ. ರಾವಣ ಪ್ರಲೋಭನೆಗಳನ್ನ ಹುಡ್ತಾನೆ, ಚಿತ್ರವಿತ್ತ ಆಹಾರ ತಂದ್ಕೊಳ್ಳೋಕೆ ಹೋಗ್ತಾನೆ. ಸೀತಾದೇವಿ ಕಣ್ಣೆತ್ತಿ ನೋಡೋದಿಲ್ಲ ಅದನ್ನು, ರಾವಣ ಏನು ಕೊಟ್ಟರೂ ಬೇಡ, ಯಾವ ಹಂಗೆ ಬಿದ್ದರೂ ಪಾತಿವ್ರತ್ಯ ಹೋದಾಗ ಲೆಕ್ಕ. ಇದು ಅಲ್ಲಿ ಸೀತಾದೇವಿಯ ಪಾತ್ರದಿಂದ ಕಲಿಬೇಕಾದ ಪಾಠ ಇದು. ಅಲ್ಲೊಂದು ಸ್ವಾರಸ್ಯ ಇದೆ, ಅಟ್ಟಲ್ಲಿ ಪಾವಿತ್ರ ಉಳಿಸ್ಕೋತಾರೆ, ಮುಂದೆ ಅಗ್ನಿ ಪರೀಕ್ಷೆ ಮಾಡಿ ತೋರಿಸ್ತಾರೆ ನಾನು ಪ್ಯೂರ್ ಇದ್ದೇನೆ ಅಂತ ಹೇಳಿಬಿಟ್ಟು. ಈ ಸೀತಾದೇವಿಯಿಂದ ಕಲಿ ಪಾತ್ರ ಹೆಂಗಸರೆಲ್ಲ ಕೂಡ ತಮ್ಮ ಪಾವಿತ್ರ್ಯವನ್ನು ಅಗ್ನಿಸಾಕ್ಷಿಗೆ ಕಾಪಾಡ್ಕೋಬೇಕು, ಆಗ ಅವರಿಗೆ ಕಲ್ಯಾಣ ಮಾಡ್ತಾರೆ ಅಂತಾರೆ, ಸಂದೇಶವನ್ನು ತೋರಿಸ್ತಾರೆ. ಅಲ್ಲೊಂದು ಸೂಕ್ಷ್ಮ ವಿಚಾರಕ್ಕೊಂದು ರಾವಣ ಉತ್ತರ ಕೊಡ್ತಾರೆ. ರಾವಣ ಕೊಟ್ಟ ಆಹಾರ ಮುಟ್ಟದಿಲ್ಲ ಅಂತ ಹೇಳ್ತಿದ್ರಿ, ನೀರು ಕೊಟ್ಟು ನೀರನ್ನು ಕುಡಿಲ್ಲ ಅಂತ ಹೇಳ್ತಿದ್ರಿ, ಅವ್ರು ಹೇಗೆ ಬದುಕಿದ್ರು ಲೋಕದೃಷ್ಟಿಯೊಳಗೆ ಅಂತ ಕೇಳಿದರೆ, ಪ್ರತಿ ದಿವಸ ಇಂದ್ರದೇವರು ತಂದು ಕೊಡ್ತಾ ಇದ್ದಾರೆ ನೆನಪಿರಬೇಕು. ಇಂದ್ರದೇವರು ತಂದು ಕೊಡ್ತಾ ಇದ್ರು ರಾವಣಿಗೆ ಗೊತ್ತಾಗ್ತಿದ್ದಿಲ್ಲ. ಇದರ ಅರ್ಥ ಏನು ಅಂದರೆ, ಯಾವ ಒಬ್ಬ ಪತಿವ್ರತಾ ಸ್ತ್ರೀ ಇಂಥ ಪ್ರಸಂಗದಲ್ಲಿ ದುಷ್ಟರು ಕೊಡ್ತಕ್ಕಂಥದ್ದನ್ನು ನಿರಾಕರಣೆ ಮಾಡಿಬಿಟ್ರೆ ಆ ರಕ್ಷಣೆಯ ಜವಾಬ್ದಾರಿ ದೇವತೆಗಳು ಹೊರತಾರೆ, ಹೇಗಾದರೂ ಒಳ್ಳೇದು ಮಾಡ್ತಾರೆ, ಆದ್ದರಿಂದ ನಾವು ನಿಶ್ಚಿಂತೆಯಾಗಿರಬೇಕು ಅಂತ ತೋರಿಸಿಕೊಡ್ತಾರೆ. ಇನ್ನು ತಾರ ಬೃಹಸ್ಪತಿ ಆಚಾರ ಹೆಂಡತಿ, ಯಾವುದೋ ಕಾರಣಕ್ಕೆ ಚಂದ್ರನ ಸಮಾಗಮವಾಯಿತು, ಬಹಳ ತಪ್ಪಾಯಿತು, ಅದು ದೊಡ್ಡ ಸರಿಯಾದ ಕೆಲಸವಲ್ಲ. ಅಹಲ್ಯ ಗೊತ್ತಿಲ್ಲದೆ ಇಂದ್ರದೇವರ ಜೊತೆಗಿದ್ದರೆ ಗೊತ್ತಿದ್ದು ಇರ್ತಾಳೆ ತಾರೆ, ಮಹಾಪಾಪ ಗೊತ್ತು. ಆದರೆ ಅರ್ಥ ಆಯ್ತು ಆಕೆ ಮಹಾಪಾಪ ಮಾಡಿದ್ದೇನೆ ಅಂತೇಳಿ. ಅದಕ್ಕೆ ಆಚಾರ್ಯರು ಬರೀತಾರೆ, ಗರುಡ ಪುರಾಣದಲ್ಲಿ ಹೇಳ್ತಾರೆ, ಪಶ್ಚಾತ್ತಾಪ ಪಟ್ಟು ಅದೇ ಬೃಹಸ್ಪತಿ ಆಚಾರ್ಯರ ಗಂಡ ದ್ರೋಣಾಚಾರ್ಯರಾಗಿ ಹುಟ್ಟಿದರು. ಹೀಗೆ ಕೃಪಿದೇವಿಯಾಗಿ ಹುಟ್ಟಿದರು. ಹುಟ್ಟಿದ್ದರ ಫಲ ಮುಂದೆ 700 ವರ್ಷಗಳ ಕಾಲ ದ್ರೋಣಾಚಾರ್ಯರು ಶಿಲೋಂಚ ವೃತ್ತಿಯಲ್ಲಿ ಇದ್ದರು. ಶಿಲೋಂಚ ವೃತ್ತಿ ಅಂದರೆ ಸುಗ್ಗಿ ಕಾಲದೊಳಗೆ ರೈತರುಗಳು ಧಾನ್ಯವನ್ನು ಶುದ್ಧ ಮಾಡಿ ಮನೆಗೆ ಒಯ್ದ ಮೇಲೆ ಮಣ್ಣಲ್ಲಿ ಕಾಳು ಉಳಿಯುತ್ತೆ, ಅದರಲ್ಲಿ ಬದುಕಬೇಕು, ಬೇರೆ ಆಹಾರ ಇಲ್ಲ, ಇನ್ನೊಬ್ಬರು ಕೊಟ್ಟಿದ್ದು ತಗೋಬಾರದು, ಯಾಚನೆ ಅಂತೂ ಮಾಡಬಾರದು. ಆ ರೀತಿ 700 ವರ್ಷ ತಪಸ್ಸು ಮಾಡ್ತಾರೆ, ಅವ್ರ ಪಾಪವೆಲ್ಲ ಹೋಯಿತು ಅಂತ ಬರೀತಾರೆ. ಅಂದರೆ ಅಕಸ್ಮಾತ್ ಏನಾದರೂ ತಪ್ಪು ನಡೆದರೆ ಇಂಥ ಘೋರ ಶಿಕ್ಷೆ ಅನುಭವಿಸಿ ಪಾಪ ಕಳ್ಕೋಬೇಕೇ ಹೊರತು ಅದು ಸುಮ್ಮನೆ ಪಾಪ ಹೋಗುತ್ತೆ ಅಂತ ತಿಳ್ಕೊಳ್ಳಬಾರದು ಅಂತ ಅವರಿಂದ ತಿಳಿತಕ್ಕಂಥ ಕಥೆ. ಇನ್ನು ಕೆಲವರು ಪ್ರಶ್ನೆ ಮಾಡ್ತಾರೆ, ಸೀತಾ ಸಾಕ್ಷಾತ್ ಮಹಾಲಕ್ಷ್ಮಿ ಅವರೇ ಹೆಸರು ಹಾಕಿದ್ದಾರೆ ಅಂತೇಳಿ. ಏನಿಲ್ಲ, ಅಶ್ವತ್ಥಾಮ ಕೃಪ ಬಲಿರ್ವ್ಯಾಸ ಅಂತ ಹೇಳ್ಬೇಕಾದ್ರೆ ವೇದವ್ಯಾಸ ಸಾಕ್ಷಾತ್ ದೇವರು, 7 ಚಿರಂಜೀವಿ ಹೆಸರು ಹೆಸರು ಸೇರಿಸಿಲ್ಲ ಈಗ, ಆದ್ದರಿಂದ ಪ್ರಶ್ನೆ ಕೇಳೋದಕ್ಕೆ ಹೋಗಬಾರ್ದು, ಲೋಕಕ್ಕೆ ಹೇಳಿದ್ದಷ್ಟೇ ಬೇರೆ ದೃಷ್ಟಿಯಿಂದಲ್ಲ. ಇನ್ನು ಮಂಡೋದರಿ ಅಂತ ಅವಳು ಕೆಟ್ಟ ಗಂಡ, ಭಯಂಕರ ದುರಾಚಾರಿ, ದೈವ ದ್ವೇಷಿ, ಪರಸ್ತ್ರೀ ಕಾಮುಕ ಅಂತ ಗಂಡನ ಜೊತೆಗಿದ್ದ ಮಂಡೋದರಿ ಗಂಡನ ಬಿಡಲಿಲ್ಲ, ಗಂಡನ ನಡತೆ ಒಪ್ಪಲಿಲ್ಲ, ಹಾಗಿದ್ದ ಗಂಡನ ಬಿಟ್ಟು ಹೋಗಲಿಲ್ಲ, ಗಂಡನ ಬಿಡಬಾರದು, ಆದ್ರೆ ಗಂಡನ ಮಾಡಿ ತಪ್ಪು ಒಪ್ಕೊಬಿಟ್ರೆ ಪಾಪ ಬರುತ್ತೆ, ಪ್ರೊಟೆಸ್ಟ್ ಮಾಡ್ತಾಳೆ, ಮಾಡಿ ತಪ್ಪು ಮಾಡಿದ್ದೀ ರಾವಣ ನಿನಗೆ ವಾಪಸ್ ಕೊಡು. ದಿವಸ ಅದೇ ಮಾತು ಹೇಳ್ತಿದ್ದೀತು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಕೆಟ್ಟ ಗಂಡನ ಜೊತೆಗೆ ಬದುಕೋದು ಅಂದರೆ ತಾತ್ವಿಕ ಹೊಂದಾಣಿಕೆ ಮಾಡ್ಕೋಬಾರ್ದು, ತಪ್ಪು ಮಾಡಿದ ತಪ್ಪು ಅಂತ ಹೇಳಬೇಕು, ಆದರೆ ತಾನು ಧರ್ಮ ಬಿಡಬಾರ್ದು. ಇದು ಮಂಡೋದರಿಂದ ಕಲಿಬೇಕಾದ ಪಾಠ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಸ್ತ್ರೀ ಧರ್ಮ ಎಷ್ಟು ಸೂಕ್ಷ್ಮ. ಇವತ್ತೊಂದು ಗಂಡ ನೆಚ್ಚ ತೊಗೊಂಬಂದಿರ್ತಾರೆ, ಹೆಂಡತಿ ಖುಷಿಯಾಗಿಬಿಡುತ್ತೆ, ಇದ್ದರೆ ಮತ್ತೆ ಗಂಡ ಇರಬೇಕಂದು ಬಿಡ್ತಾಳೆ. ತಪ್ಪೋದು, ಇಡೀ ವಂಶ ಹಾಳು ಮಾಡ್ತೀರಿ ಈ ರೀತಿ ಮಾಡೋದ್ರಿಂದ, ನೀವು ಸಾಯ್ತೀರಿ, ಮಕ್ಕಳು ಸಾಯ್ತಾರೆ, ಇನ್ನೊಬ್ಬರು ದುಡ್ಡು ನಮಗೆ ಉಳಿಯೋದಿಲ್ಲ, ಮೊದಲು ವಾಪಸ್ ಕೊಡಿ ಅಂತ ಹೇಳ್ಬೇಕು. ಹೆಂಗಸು ರೀತಿ ಮಾಡಿಬಿಟ್ಟು ಕರಪ್ಷನ್, ಯಾವಾಗ ಆ್ಯಂಟಿ ಕರಪ್ಷನ್ ಡಿಪಾರ್ಟ್ಮೆಂಟ್ ಬೇಕಾಗಿಲ್ಲ. ಪ್ರತಿಯೊಬ್ಬರ ಹೆಂಗಸು ಈ ರೀತಿ ಇದ್ದುಬಿಟ್ಲು ಅಂತ ಕೇಳಿದರೆ ಸಮಾಜದಲ್ಲಿ ಭ್ರಷ್ಟಾಚಾರ ಬರೋದೇ ಇಲ್ಲ. ಮೊದಲು ವಾಪಸ್ ಕೊಡಿ, ನನಗೆ ಅದೆಲ್ಲ ಬೇಕಿಲ್ಲ. ನೀವು ದಂಚದ ಹಣದೊಳಗೆ ಬಂಗಾರ ಸರ ಮಾಡಿಸ್ಕೊಡೋದಕ್ಕಿಂತ ನೀವು ಬರೀ ಕರಿಮಣಿ ಸರ ಕೊಡಿ ಸಾಕದನ್ನು, ಆದರೆ ಬಂಗಾರ ಸರ ನನಗೆ ಬೇಕಿಲ್ಲ ಅಂತ ಹೇಳಿಬಿಟ್ರೆ ಮುಗಿದೋಯ್ತು. ಎಷ್ಟು ಸಾಕೋತೀರಿ ನೀವು ಇದನ್ನು? 10 ವರ್ಷ 20 ವರ್ಷ 100 ವರ್ಷ ಅಷ್ಟೇ. ಪಾಪ ಬರೋದು ಆ ಚಂದ್ರಾರ್ಕ ತಾರಕ. ಇದನ್ನು ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬ ಹೆಂಗಸರು ಕೂಡ ಶುದ್ಧರಾಗಿಬಿಟ್ರು ಅಂತ ಕೇಳಿದರೆ ಲಂಚ ವಿಶ್ವತಿನ ಹೆಸರೇ ಇರೋದಿಲ್ಲ. ಮಂಡೋದರಿ ಅಂಥವಳು. ಸೀತಾ ಅಂದರೆ ಯಾರು ಗೊತ್ತಾ? ಲಕ್ಷ್ಮಿ. ಲಕ್ಷ್ಮಿ ಅಂದರೆ ಸಂಪತ್ತು, ಹಣ. ಹಣ ತಂದರೆ ವಾಪಸ್ ಕೊಡಿ ಅಂತ ಹೇಳ್ತಾಳೆ ಮಂಡೋದರಿ. ಆದ್ದರಿಂದ ಪ್ರತಿಯೊಬ್ಬ ಹೆಂಗಸರು ಕೂಡ ಗಂಡ ಮಾಡ್ತಕ್ಕಂಥ ಅನ್ಯಾಯಿಕ ಸಹಕಾರ ಕೊಡಬಾರ್ದು. ಕೆಲವರು ಅಂತಿರ್ತಾರೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೊಡ್ಕೋತೀರಿ, ನಿಮ್ಮ ಫ್ರೆಂಡ್ಸ್ ಆಗಿದ್ದಾರೆ ನೋಡಿದ್ರಾ, ನಾನೇ ಇದ್ದೇನೆ, ಮೊದಲು ಏನಾದರೂ ತಂದುಕೊಡಿ ಅಂತ ಹೇಳ್ತಿರ್ತಾರೆ. ನಿಮ್ಮ ಸಂಬಳ ತೊಗೊಂಡು ನಾವೇನು ಮಾಡಬೇಕಾಗಿದೆ? ಎಷ್ಟೊಂದು ದುಡ್ಡು ಕೊಡ್ತಾರೆ, ತರಬಾರ್ದೆ? ಎಜುಕೇಷನ್ ಇಲ್ಲ ಪಾಪ ಅವರಿಗೆ, ಹೇಳಬೇಕಾಗಲ್ಲ, ಮಾಡಬಾರ್ದು, ತಪ್ಪದು. ಮನೆಯಲ್ಲಿ ಕಳಿಸಿರ್ಬೇಕಾದ ಒಳ್ಳೆ ಹೆಂಡತಿ ತಯಾರಾಗಿರಬೇಕು, ತಪ್ಪು ಮಾಡಬೇಡಿ. ದೇಹ ಅಲಂಕಾರ ಎಲ್ಲ ದೇಹಕ್ಕಷ್ಟೇ, ಪಾಪ ಪುಣ್ಯ ಜೀವಕ್ಕೆ ನೆನಪಿರಬೇಕು. ಪಾಪ ಪುಣ್ಯ ಜೀವಕ್ಕೆ, ಚಿನ್ನ ಅಲಂಕಾರಕ್ಕೆ. ಅಲಂಕಾರ ಅಶಾಶ್ವತ, ಹೋಗಿಬಿಡುತ್ತೆ. ಸಂಸ್ಕಾರ ಶಾಶ್ವತ. ಆ ರೀತಿ ಜ್ಞಾನ ಬಂದರೆ ಯಾವ ಹೆಂಗಸು ತಪ್ಪು ಮಾಡೋದೇ ಇಲ್ಲ. ಮಂಡೋದರಿ ಅಂತ ಪುಣ್ಯಾತ್ಗಿತ್ತೆ ಆ ಕಥೆ ಕೇಳಬೇಕು. ದ್ರೌಪದಿ ಹೇಳ್ಬೇಕಾದ್ರೆ ಹೇಳ್ತಾರೆ, ನಮ್ಮ ಗಂಡಂದು ಊರಲ್ಲಿಲ್ಲದಾಗ ಅಲಂಕಾರ ಮಾಡ್ಕೊಳ್ಳೋದಿಲ್ಲ ಧರ್ಮಶಾಸ್ತ್ರ. ಸತ್ಯಭಾಮಾದೇವಿಂದ ಒಪ್ಪಿಸ್ತಾರೆ, ಗಂಡಂದ್ರೆ ಊರದೇ ಇಲ್ಲದ ಅಲಂಕಾರ ಮಾಡ್ಕೊಳ್ಳೋಕೆ ಹೋಗಬಾರ್ದು, ಮನೆ ಬಿಟ್ಟು ಹೋಗಬಾರ್ದು. ಕೆಲವರು ಏನು ಮಾಡ್ತಾರೆ ಗೊತ್ತಾ? ಅದೇ ಒಳ್ಳೆ ಚಾನ್ಸು ಅಂತ ಹೇಳಿ ಹೊರಟುಬಿಟ್ಟಿರ್ತಾರೆ. ಹಾಗೆ ಮಾಡಬಾರ್ದು, ಭಾರಿ ಪಾಪ ಬರುತ್ತೆ. ಗಂಡಂದ್ರೆ ಊರಲ್ಲಿಲ್ಲ ಅಂದರೆ ಭಾರಿ ಸಿಂಪಲ್ ಆಗಿರ್ಬೇಕು, ಪೂಜಾದಿಗಳನ್ನ ಮಾಡ್ಕೊಂಡಿರ್ಬೇಕು. ಗಂಡ ನೈವೇದ್ಯ ಮಾಡೋಗಿಲ್ಲ ಮನೆಯಲ್ಲಿಲ್ಲ, ಅದಕ್ಕೆ ಇವರೇ ದೇವ್ರ ಮುಂದೆ ಕೃಷ್ಣಾರ್ಪಣ ಅಂತ ಹೇಳಬೇಕು. ವೈಷ್ಣವ ಮಾಡೋಗಿಲ್ಲ, ಒಂದಿಷ್ಟು ಅನ್ನ ತೊಗೊಂಡ್ಬಿಡ್ಬೇಕು, ತುಪ್ಪ ತೊಗೊಳ್ಳೋದು, ಕೃಷ್ಣಾರ್ಪಣ ಅಂತ ಹಾಕಿಬಿಡೋದು. ವೈಷ್ಣವ ಆದಾಗಲೇ ಹೆಂಗಸರಿಗಷ್ಟೇ, ದಿವಸ ಗಂಡ ಇದ್ದಾಗಲೇ ಹಾಗೆ ಮಾಡಬಾರ್ದು. ಗಂಡ ಇಲ್ಲದ ಕಾಲಕ್ಕೆ ಅಷ್ಟು ಮಾಡಬೇಕು. ವೈಷ್ಣವೆಲ್ಲ ಊಟ ಮಾಡಬಾರ್ದು, ಮಂತ್ರ ಹೇಳಕ್ಕೆ ಬರೋದಿಲ್ಲ, ಇಷ್ಟು ಮಾಡಿಬಿಟ್ರೆ ಮುಗಿದೋಯ್ತದೆ. ಎಷ್ಟು ಸುಲಭ ಹೆಂಗಸರಿಗೆ, ಇಷ್ಟನ್ನು ಅನ್ನ ತುಪ್ಪ ತೊಗೊಂಡಿದ್ದು ಕೃಷ್ಣಾರ್ಪಣ ಅಂತ ಹಾಕೋದು. ಆಜ್ಞೆ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಪರಶುರಾಮ ಪ್ರೀತ್ಯರ್ಥಂ ಅಂತ ಹಾಕಿಬಿಟ್ರೆ ಮುಗಿದು. ಎಷ್ಟು ಸರಳ ಇದು. ಆದ್ದರಿಂದ ಮೈಲಿ ಆಗಲೇ ಇಲ್ಲ, ತೀರ್ಥಕ್ಕೆ ಯೋಚನೆ ಮಾಡಬೇಡಿ ಹೆಂಗಸರು. ಮನೆ ಗಂಡಸರು ಮಾಡಿದ್ರೆ 2-3 ದಿವಸ ಬರುತ್ತೆ, ತುಂಬ ದಿವಸ ಉರ್ವರ ಬರೋದಿಲ್ಲ. ಒಂದು ಚಕ್ರ ಆಗಿದ್ದ ಇಟ್ಕೊಳ್ಳಿ, ಒಂದು ಅಂಬೆಗಾಲ ಕೃಷ್ಣ ಇಟ್ಕೊಳ್ಳಿ, ಆಮೇಲೆ ಒಂದು ವಿಷ್ಣುಪಾದ ಇಟ್ಕೊಳ್ಳಿ, ಅಭಿಷೇಕ ಮಾಡಿ. ಹೆಂಗಸರು ತೀರ್ಥ ಮಾಡ್ಕೊಳ್ಳೋಕೆ ಬರುತ್ತೆ, ಏನೂ ತಪ್ಪಲ್ಲ. ಅವರೇ ತೀರ್ಥ ಮಾಡ್ಕೊಳ್ಬೋದು ಸುಲಭ. ಕೃಷ್ಣಾಯನಮ ಅಂತ ಹಾಕಿ ತೀರ್ಥ ಆಗೋಯ್ತಲ್ಲ. ಅದು ಎಷ್ಟೋ ಜನ ಪ್ರಶ್ನೆ ಕೇಳ್ತಿರ್ತಾರೆ, ಏನು ಮಾಡಬೇಕು ಅಂತ. ಹೆಂಗಸರಿಗೆ ವಿಷ್ಣುಪಾದ ಮುಟ್ಟಬಾರ್ದು ಅಂತ ಹೇಳಿಲ್ಲ, ಸಾಲಿಗ್ರಾಮ ಮುಟ್ಟಬಾರ್ದು ಅಷ್ಟೇ ಹೊರತು, ಚಕ್ರಾಂಕಿತ ಹೆಂಗಸರು ಅವಶ್ಯ ಪೂಜೆ ಮಾಡ್ಬೋದು. ಆಮೇಲೆ ವಿಷ್ಣುಪಾದ ಪೂಜೆ ಮಾಡೋದು, ಅಂಬೇರ್ಗೆ ಅಷ್ಟು ಪೂಜೆ ಮಾಡ್ಬೋದು. ಹೋಗಿ ಅದನ್ನ ಇಟ್ಟು ತುಳಸಿ ಹತ್ರ ಇಡಿ, ಅಭಿಷೇಕ ಮಾಡಿ, ಮುಗಿದೋಯ್ತಲ್ಲ. ತೀರ್ಥ ಆಗೋಯ್ತು, ಏನು ಯೋಚನೆ ಮಾಡಿ. ಇದೆಲ್ಲ ತಿಳ್ಕೊಂಡ್ಬಿಟ್ರೆ ತೀರ್ಥ ಇಲ್ಲದೆ ಊಟ ಇಲ್ಲ, ಅದು ಸರಿಗೋಯ್ತು. ಅದೆಲ್ಲ ದ್ರೌಪದಿ ದೇವಿ ಹೇಳುತ್ತಾರೆ, ಸತ್ಯಭಾಮಾದೇವಿ ಗಂಡಂದ್ರೆ ಊರಲ್ಲಿ ಅಲಂಕಾರ ಮಾಡ್ಕೊಳ್ಳೋದಿಲ್ಲ. ಅವ್ರು ವಾಪಸ್ ಮನೆ ಬಂದರೆ ಕ್ಯಾರೆ ಮುಗಿಸ್ಕೊಂಡು ಮನೆಯ ಬಾಗಿಲಲ್ಲಿ ನಿಂತು ಸ್ವಾಗತ ಮಾಡ್ತೇನೆ, ನಗುಮುಖದಿಂದ ಸ್ವಾಗತ ಮಾಡ್ತೇನೆ. ಡಲ್ಲಾಗಿರೋದು ಬಂದಿರಾ ನೋಡಿದ್ರೆ ಗೆಂಗೆ ಗಂಡ ನೋಡೋದು ಪಾಪ, ಅವನಿಗೆ ನಡೆದ್ರೆ ಬದಲೇ ನಡುತ್ತಿರ್ತಾನೆ ಪಾಪ, ಇನ್ನೂ ನಡಿಗೆಬಿಡ್ತಾನೆ. ಹಾಗಾಗಬಾರ್ದು. ನಗುಮುಖ ಸ್ವಾಗತ, ನಿಮ್ಗೆ ಎಷ್ಟೇ ಆಯಾಸ ಆದರೂ ತೋರಿಸ್ಕೋಬೇಡಿ ಅಂತ ಹೇಳಿ ತೋರಿಸ್ಕೋಬೇಡಿ, ಸ್ವಾಗತ ಮಾಡಿ, ಅವರಿಗೆ ಉಪಚಾರ ಮಾಡಿ. ಗಂಡ ಖುಷಿ ಪಡ್ತಾರೆ, ಯಾಕೆ ಮನೇಲಿ ಏನೋ ಆಫೀಸಲ್ಲಿ ಬೈಸ್ಕೊಬಂದಿರ್ತಾರೆ ಎಷ್ಟೋ ಸಲ ಪಾಪ, ಇಲ್ಲೂ ಬೈಯೋ ಅಲ್ಲಿಯೂ ಬೈಯೋ, ಅವನಿಗೆ ಏನಾಗಬೇಕು ಈ ಮಧ್ಯೆ. ಅದು ಸ್ವಲ್ಪ ಸಮಾಧಾನ ಮಾಡಿ. ಇದು ಲೋಕದ ಕಾಮನ್ ಸೆನ್ಸ್, ಇದು ಒಳಗೆ ದೇವರಿದ್ದಾರೆ, ಅದು ಒಳಗಿನ ಸರ್ತ ಲೋಕದೃಷ್ಟಿಯೊಳಗೆ ಇದು. ಬೆಳಗ್ಗಿನಿಂದ ಸಾಯಂಕಾಲದಲ್ಲಿ ಸುಸ್ತಾಗಿರ್ತಾರೆ, ಇನ್ನೂ ಸೇರಿಸಬಾರ್ದು. ಇನ್ಸಲ್ಟ್ ಆ್ಯಡೆಡ್ ಟು ಇಂಜುರಿ ಅಂತಾರಲ್ಲ, ಹಾಗೆ ಮಾಡಬೇಡಿ. ಇನ್ನು ದೇವತೆಗಳು ಸಂತೋಷ ಪಡ್ತಾರೆ, ಒಳಗೆ ದೇವರಿದ್ದಾರೆ ನೆನಪಿರಬೇಕು. ಒಂದು ಮಾತನ್ನು ಆಚಾರ ಹೇಳ್ತಾರೆ, ಭಾಳ ಇಂಪಾರ್ಟೆಂಟ್ ಅದು. ಪಿತೃದೇವೋ ಭವ ಗಂಡಸರಿಗಾಯಿತು, ಮಾತೃದೇವೋ ಭವ ಗಂಡಸರಿಗಾಯಿತು. ಹೆಂಗಸರಿಗೆ ಏನು ಹೇಳಬೇಕು ಅಂದರೆ, ಪತಿದೇವತಾ ಭವ, ಗಂಡನ ದೇವರು ಅಂತ ತಿಳ್ಕೊ. ಆಚಾರ ಅರ್ಥ ಬರೀತಾರೆ, ಗಂಡನ ದೇವರು ಅಂತ ತಿಳ್ಕೊ ಅಂತ ಹೇಳಿದರೆ ಗಂಡನೇ ದೇವರು ಅಂತ ತಿಳ್ಕೊಂಬಿಡಬೇಡ, ಅಥವಾ ದೇವರನ್ನೇ ಗಂಡ ಅಂತ ತಿಳ್ಕೊಂಬಿಡಬೇಡ ಹೇಳ್ತಿರ್ತಾರೆ ಆಚಾರ. ಗಂಡನೇ ದೇವರು ಅಂತ ತಿಳ್ಕೊಂಡ್ರೆ ಜೀವೇಶ್ವರ ಐಕ್ಯ ಹೇಳಿದಾಗತ್ತೆ, ಈ ಗಂಡ ಯಾರು ಅಂತ ನಮಗೆ ಗೊತ್ತು, ಈತ ದೇವರಾಗಿಬಿಟ್ರೆ ಜೀವೇಶ್ವರ ಐಕ್ಯ ಆಯಿತು. ಇನ್ನು ದೇವರ ಗಂಡ ಅಂತ ತಿಳ್ಕೊಂಡ್ರೂ ಕೂಡ ನಮಗೆ ಅಧಿಕಾರ ಇಲ್ಲ, ರಮಾದೇವಿ ಮಾತ್ರ ಅಂತ ಉಪಾಸನೆ ಮಾಡೋ ಹಕ್ಕಿರೋ. ಮಹಾಲಕ್ಷ್ಮಿ ಹೊರತು ಯಾರು ದೇವರ ಗಂಡ ಅಂತ ಉಪಾಸನೆ ಮಾಡೋಹಾಗಿಲ್ಲ. ನಾವು ಉಪಾಸನೆ ಮಾಡಿ ತಪ್ಪಾಗುತ್ತಾಗ ಮತ್ತೇನಂತ ಮಾಡಬೇಕು? ಆಚಾರ್ಯ ಬರೀತಾರೆ, ಹರಿಹಿ ಅಸ್ಮಿನ್ ಸ್ಥಿತ ಇತಿ ಸ್ತ್ರೀಣಾಂ ಭರ್ತರಿ ಭಾವನ. ಗಂಡನಲ್ಲಿ ದೇವರ ಸನ್ನಿಧಾನ ಇಟ್ಟಿದ್ದಾನೆ, ಇದನ್ನು ಮಾಡ್ತಕ್ಕಂಥ ಪೂಜೆ ದೇವರಿಗೆ ಮುಟ್ಟುತ್ತೆ ಅಂತ ಮಾಡಬೇಕೇ ಹೊರತು ದೇವರೇ ಗಂಡ ಅಂತಾನು ಗಂಡನೇ ದೇವರತ್ರ ಉಪಾಸನೆ ಮಾಡಬಾರದು. ಇವೆಲ್ಲ ಗೊತ್ತಿರಬೇಕು, ಇಲ್ಲ ಹೋಗಿದ್ರು ಎಷ್ಟು ಅಪಾರ್ಥ ಆಗ್ತಿತ್ತು, ಶಾಸ್ತ್ರ ಸಿದ್ಧಾಂತನೇ ತಪ್ಪಿ ಹೋಗ್ತಿತ್ತು. ಅದೆಲ್ಲ ಮಾಡ್ತೇನೆ. ಮನೆಯ ಆಳು ಕೆಲಸಗಳನ್ನು ಸರಿಯಾಗಿ ನೋಡ್ಕೋತೇನೆ. ದ್ರೌಪದಿ ದೇವಿ ಹೇಳ್ತಾರೆ, ಮನೆಯ ಆಳು ಕಾಳುಗಳನ್ನು ಸರಿಯಾಗಿ ನೋಡ್ಕೋತೇನೆ. ನಮ್ಮವ್ರು ಹ್ಯಾ ನೋಡ್ಕೋತಾರೆ ಗೊತ್ತಲ್ಲ, ತಿಂಗಳಿಗೊಂದು ಬಿಟ್ಟು ಹೋಗ್ತಿರ್ತಾರೆ ಎಲ್ಲರೂ ಕೂಡ, ಬರೀ ಗಲಾಟೆ ಗಲಾಟೆ ಗಲಾಟೆ. ಹಾಗೆ ಮಾಡಬಾರ್ದು. ಹೇಗೆ ನೋಡ್ಕೋಬೇಕು ಅಂದರೆ ಅವರನ್ನು ಹಣಕ್ಕಿರ್ತಾರೆ ಅವೆಲ್ಲ ಸರಿನೇ, ಪ್ರೀತಿಯಿಂದ ನೋಡ್ಕೊಳ್ಳಿ, ಬೈದೇ ನೋಡ್ಕೊಳ್ಳಿ. ಅವ್ರು ಕೆಲಸಗಾರರು ಪಾಪ, ವೃತ್ತಿನೇ ಯಾವುದು, ಆದ್ದರಿಂದ ಅವ್ರು ತಪ್ಪು ಮಾಡ್ತಿರ್ತಾರೆ. ಆ ಕಳ್ಳತನ ಗಿಡ್ತಾನೆ ಮಾಡಿ ಸಹಿಸ್ಕೋಬೇಕಾಗಿಲ್ಲ, ಯಾರು ತಪ್ಪುಗಳನ್ನ ಹೇಳ್ಕೊಟ್ಟು ಸರಿ ಮಾಡಿಸ್ಬೇಕೇ ಹೊರತು ಬೇರೆ ಏನೂ ಇಲ್ಲ. ಅದಕ್ಕೆ ದ್ರೌಪದಿ ದೇವಿ ಆಳು ಕಾಳು ಎಷ್ಟೇ ಇದ್ರೆ ನೆನ್ಪಿಟ್ಕೊಳ್ಳಿ ನೋಡಂತೆ, ಮಹಾರಾಣಿಯವರು. ಪ್ರತಿ ದಿವಸ ಅವ್ರ ಮನೆಯೊಳಗೆ ಕರೆಂಟ್ ಹೋಗಿದೆ, ಪ್ರತಿ ದಿವಸ ಅವ್ರ ಮನೆಯಲ್ಲಿ 100,00,000 ಜನ, 90,000 ಮುನಿಗಳು, 10,000 ಸನ್ಯಾಸಿಗಳು, ಒಬ್ಬೊಬ್ಬರಿಗೆ 300 ಜನ ಪರಿವಾರ, ಅದು ಅರ್ಥ ಆಯ್ತಲ್ಲ, 300,000 ಜನಕ್ಕೆ ಊಟ ಆಗ್ತಿತ್ತು. 3-4 ಪ್ರತಿ ದಿವಸ ಅಷ್ಟು ಜನ ಊಟ ಆಗ್ತಿತ್ತು. ಮತ್ತೆ ಅಷ್ಟು ಜನಕ್ಕೆ ಎಷ್ಟು ಕಾಳು ಇರಬೇಕು ಲೆಕ್ಕ ಹಾಕಿ. ಅಡುಗೆ ಯಾರು ಮಾಡ್ತಿದ್ರು? ದ್ರೌಪದಿ ಅಡುಗೆ ಮಾಡ್ತಿದ್ರಂತವ್ರು. ಇವತ್ತು ಮದುವೆ ಆದ ತಕ್ಷಣ ಅಡುಗೆ ಕ್ಯಾನ್ಸಲ್, ಯಾಕೆ ನಮಗೆ ಮರ್ಯಾದೆ ಪ್ರಶ್ನೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಅಡುಗೆಗೂ ಮರ್ಯಾದೆಗೂ ಯಾವ ಪ್ರಶ್ನೆಯೂ ಇಲ್ಲ. ಗಂಡಸರಿಗೆ ಕೈ ಸಾರ್ಥಕವಾಗೋದು ಸಾರಿಗ್ರಾಮ ಒಟ್ಟಿ ಪೂಜೆ ಮಾಡಿದಾಗ, ಹೆಂಗಸರ ಕೈ ಸಾರ್ಥಕವಾಗೋದು ದೇವರಲ್ಲಿ ಅಡುಗೆ ಮಾಡಿಟ್ಟಾಗ. ಇಲ್ಲೋದ್ರೆ ಕೈ ಅಲ್ಲ, ಅದು ಶವದ ಕೈಗಳು ಅಂತ ಕರೀತಾರೆ. ನಮ್ಮ ಕೈಯಿಂದ ಅಡುಗೆ ಮಾಡಬೇಕೆ. ದ್ರೌಪದಿ ಮಹಾರಾಣಿ ರಾಜಯಾಗ ಮಾಡಿದಂಥ ಗಂಡಂದಿರಬೇಕಾದ್ರೆ ಎಷ್ಟು ಸಾಮರ್ಥ್ಯ ಇರಬೇಕು ಅವ್ರಿಗೆ ಅಂತದ್ದು. ಅವ್ರು ಸ್ವಂತ ಅಡುಗೆ ಮಾಡ್ತಿದ್ದರಂತೆ. ಕೃಷ್ಣಾರ್ಪಣ ಅಂತ ಇರ್ತಿದ್ರು. ನಮ್ಮ ದೊಡ್ಡ ಯೋಗ ಅದು ಒಂದು, ಅದನ್ನು ಇನ್ನೊಬ್ಬರಿಗೆ ಚಾನ್ಸ್ ಕೊಡಬಾರದು, ನಾವೇ ಮಾಡಬೇಕಾದದ್ದು. ಆಳು ಕಾಳುಗಳನ್ನು ನಾನು ಅವ್ರ ಯೋಗಕ್ಷೇಮ ನೋಡ್ಕೊಂಡಿರ್ತೇನೆ. ಆಳು ಕಾಳುಗಳು ಎಷ್ಟು ಜನ ಇದ್ದಾರಲ್ಲ, 100,000 ಜನ, ಅವ್ರ ಹೆಸರಲ್ಲ ನನ್ನ ಬಾಯಿ ಗೊತ್ತು ಅಂತ ಹೇಳ್ತಾರೆ. ಅಷ್ಟು ಜನ ಹೆಸರು ಬಾಯಿ ಗೊತ್ತಂತೆ. ಬಾಯಿಪಾಠ ಸರಸ್ವತಿ ದೇವಿ ಅವ್ರು ಗೊತ್ತಾಯ್ತು, ಭಾವಿ ಸರಸ್ವತಿ. ಎಷ್ಟು ಸ್ಟ್ರಾಂಗ್ ಮೆಮೊರಿ ಇರಬೇಕು. ಎಲ್ಲರ ಹೆಸರು ನನಗೆ ಗೊತ್ತು, ಮನಸ್ಥಿತಿ ನನಗೆ ಗೊತ್ತು, ನೋವಾಗದಂತೆ ನೋಡ್ಕೊಳ್ತೇನೆ, ಗಂಡಂದ್ರೆ ಹಿತವನ್ನು ಬಯಸ್ತೇನೆ ಎಲ್ಲ ಹೇಳಿದ್ರಿಂದ ಸ್ತ್ರೀಧರ್ಮ ಏನಂತ ಒಟ್ಟಿಗೆ ಗೊತ್ತಾಗಿ ಬಿಡುತ್ತೆ. ಏನು ಮಾಡಬೇಕು ಅಂತ ಸ್ಮೃತಿಯಲ್ಲಿ ಹೇಳ್ತಾರೆ, ದ್ರೌಪದಿ ಏನು ಮಾಡ್ತೇ ಅಂತ ಅವ್ರು ಹೇಳ್ತಾರೆ. ಇದರಿಂದ ದ್ರೌಪದಿ ಸತ್ಯಭಾಮ ಸಂವಾದ ಪರ್ವದಲ್ಲಿ ಅತ್ಯಂತ ಮುಖ್ಯವಾದ ಸ್ತ್ರೀಧರ್ಮಗಳನ್ನು ಅವರು ತಿಳಿಸಿಕೊಡ್ತಾರೆ. ಅವಿಷ್ಟು ತಿಳ್ಕೊಂಡಿರ್ಬೇಕು. ಆ ರೀತಿ ಮಾಡಿದಾಗ ನಮಗೆ ರಾಘವೇಂದ್ರ ಸ್ವಾಮಿಗಳಂಥ ಮಕ್ಕಳು ಬಂದರಲ್ಲ, ಎಷ್ಟು ಪುಣ್ಯ ಮಾಡಿರಬೇಕು. ಗೋಪಿಕಾಂಬಾದೇವಿ ಲೆಕ್ಕ ಪುಣ್ಯ ಮಾಡಿರಬೇಕು. ಅವರು ತೀತೀರ್ಥರಂಥ ಮಗನ ಪಡೆದಾಗ ಅವ್ರ ತಾಯಿ ಎಷ್ಟು ಪುಣ್ಯ ಮಾಡಿರಬೇಕು. ಇನ್ನು ಆಚಾರ್ಯರ ಮಗನೇ ಪಡೆ ವೇದವೇತಿ ಎಷ್ಟು ಪುಣ್ಯ ಮಾಡಿರಬೇಕು ಅವರೆಲ್ಲ ಕೂಡ. ಹೆಂಗಸು ಇಂಥವ್ರ ಕಥೆ ಕೇಳಿರಬೇಕು. ಯಾವಾಗ ನಮ್ಮ ಮಕ್ಕಳು ಲೋಕೋದ್ಧಾರಕರಾಗಬೇಕು, ಭಗವದ್ ಆರಾಧಕರಾಗಬೇಕು ಭಾವನೆ ಇರಬೇಕೆ ಹೊರತು ಹೇಗಿದ್ರೇನಂತ ಎಲ್ಲೋ ಹೋಗ್ತಾರೆ ಏನು ಮಾಡಿ ದುಡಿಬೇಕಷ್ಟೆ, ಸಂಪಾದನೆ ಮಾಡಬೇಕಷ್ಟೆ. ದೊಡ್ಡದಲ್ಲ ಅದು, ಸಂಪಾದನೆಗೋಸ್ಕರ ಜೀವನ ಅಲ್ಲ, ಧರ್ಮಕ್ಕೋಸ್ಕರ ಸಂಪಾದನೆ ಆಗಬೇಕು. ಧರ್ಮ ಬಿಟ್ಟು ಸಂಪಾದನೆ ಮಾಡೋದಾದ್ರೆ ಎಂಥ ಸಂಪಾದನೆ ಅದು? ಧರ್ಮಕ್ಕೋಸ್ಕರ ಸಂಪಾದನೆ. ಹಣ ಬಂತು, ದೇವ್ರ ಪೂಜೆ ಮಾಡ್ಬೋದು, ಗ್ರಂಥ ತೊಗೋಬೋದು, ದೇವ್ರ ವಿಶೇಷ ಇದು ಮಾಡ್ಬೋದು, ಅತಿಥಿಗಳಿಗೆ ಕೊಡ್ಬೋದು, ಆ ಥರ ಸಂಪಾದನೆ ಮಾಡಬೇಕೆ ಹೊರತು ಲಕ್ಸರಿಗೋಸ್ಕರ ಸಂಪಾದನೆ ಮಾಡೋದಾದರೆ ಅದು ಸಂಪಾದನೆಯೇ ಅಲ್ಲ, ಅದು ಬದುಕೇ ಅಲ್ಲ. ಅದೆಲ್ಲ ತಿಳ್ಕೊಳ್ಳೋದಕ್ಕಿಂತ ಕಥೆಗಳು ಮುಖ್ಯ. ಅದು ನಿಜವಾದ ಸ್ತ್ರೀಧರ್ಮವಾಗ್ತದೆ ಅಂತ ಹೇಳ್ತಾ, ಇನ್ನು ಕರೆಂಟ್ ಬೇರೆ ಹೋಗಿಬಿಟ್ಟಿದೆ, ಜೊತೆಗೆ ಹೊತ್ತು ಆಗಿದೆ, ಅನೇಕರು ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು ಅಂತ ಹೇಳ್ತಾ, ಇನ್ನು ಕೆಲವು ವಿಷಯಗಳನ್ನ ಮುಂದೆ ಯಾವುದಾದ್ರು ಪ್ರಸಂಗವನ್ನು ನೋಡುವಂತೆ. ಒಟ್ಟು ಅನೇಕ ಹಂತದಲ್ಲಿ ಸ್ತ್ರೀಧರ್ಮಗಳುಂಟು. ಆಮೇಲೆ ಅಕಸ್ಮಾತ್ ಮುಂದೆ ವೈಧವ್ಯ ಬಂತು ಅಂತ ತಿಳ್ಕೊಂಬತ್ತೆ. ವೈಧವ್ಯನ ಬೈಕೊಳ್ಳಬಾರ್ದು ಅಂತ ಹೇಳ್ತಾರೆ, ನೆನಪಿರಲಿ. ವೈಧವ್ಯನ ಬೈಕೊಳ್ಳಬಾರ್ದು, ಅದು ಕೂಡ ಒಂದು ತಪಸ್ಸೆ. ಮತ್ತೆ ಹೇಗೆ ಹೊರಗಾಗಿರೋ ತಪಸ್ಸು, ಅದು ತಪಸ್ಸೇನೆ. ಮತ್ತು ವೈಧವ್ಯ ಅಕಾಲಿಕ ವೈಭವ್ಯ ವೈಧವ್ಯ ಅಂತ ಒಂದು, ಮತ್ತು ವೃದ್ಧಾಪ್ಯದಲ್ಲಿ ಬರೋ ವೈಧವ್ಯ ಒಂದು. ಅಕಾಲಿಕ ಬಾಲವೈಧವ್ಯ ಬರುತ್ತಲ್ಲ, ಬಾಲವೈಧವ್ಯ ಬರುತ್ತೆ. ಕುಂತಿದೇವಿ ಇದ್ದಾಳೆ ಪಾಪ, ಬಾಲ ವಿಧವೆ ಆಗಿಬಿಟ್ಲು, ಆದರೆ ಡೆಸ್ಪರೇಟ್ ಆಗಲಿಲ್ಲ, ಆಕೆ ದೇವ್ರ ಮೇಲೆ ಭರ ಹಾಕಿದ್ಲು. ಪಾಂಡವರಂಥ ಮಕ್ಕಳಿದ್ದಾರೆ, ಇವತ್ತು ಕೂಡ ವೇದವ್ಯಾಸರು ಬರೀತಾರೆ ಮಹಾಭಾರತ ಆರಂಭದೊಳಗೆ. ಈ ಮಹಾಭಾರತ ಅನೇಕ ಮೆಸೇಜ್ ಕೊಡ್ಲಿಕ್ಕೆ ಹೊರಟಿದೆ. ಒಂದು ಪ್ರೈಮರಿ ಮೆಸೇಜಲ್ಲಿ ಒಂದು ಯಾವುದು ಅಂತ ಕೇಳಿದರೆ, ಕುಂತ್ಯಾಹ ಧೃತಿಂಚೈವ, ಕುಂತಿಯ ಧೈರ್ಯ ನೋಡಬೇಕು ಅಂತ ಹೇಳ್ತಾರೆ. ಬಾಲವಿಧೆಯಾದ ಕುಂತಿ ತನ್ನ 5 ಜನ ಮಕ್ಕಳು ಎಲ್ಲ ಏನೆಷ್ಟು ಕೊನೆಗೆ, ಅವ್ರು ಇವರೆಲ್ಲ ವಿರುದ್ಧ ನಿಂತು ಮಕ್ಕಳನ್ನು ಅಷ್ಟು ಚೆನ್ನಾಗಿ ಧೈರ್ಯದಿಂದ ಬೆಳೆಸಿ, ಅವ್ರು ಭಾರಿ ದೊಡ್ಡವ್ರ ವಿಚಾರ ಬಿಟ್ಬಿಡೋಣ, ತನ್ನ ಕರ್ತವ್ಯ ತಾನು ಮಾಡ್ತಾಳೆ, ಲೋಕದಲ್ಲಿ ವಿಖ್ಯಾತಳಾಗ್ತಾಳೆ. ಆದ್ದರಿಂದ ಕುಂತಿ ಇದೆ ಎಂದು ಕಥೆ ಕೇಳಿದಾಗ ಬಾಲವಿಧವೆಯವರು ಕೂಡ ಯೋಚನೆ ಮಾಡಬೇಕಾಗಿಲ್ಲ, ಮಕ್ಕಳಿದ್ದರೆ ಅವ್ರ ಯೋಗಕ್ಷೇಮಕ್ಕೆ ಭಾರಿ ಪ್ರಯತ್ನ ಪಡಬೇಕು. ಇನ್ನು ವೃದ್ಧಾಪ್ಯದಲ್ಲಿ ವೈಧವ್ಯ ಬಂದರೆ ದೋಷ ಅಲ್ಲ ಅಂತ ಹೇಳಿಬಿಡ್ತಾರೆ. ಋತುಗಳು ಹೇಳ್ತಾರೆ, ವಯಸ್ಸಾಗುತ್ತೆ 73 ವರ್ಷದ ಮುದುಕಿ ಗಂಡಲ್ಲಿ ಏನು ಯೋಚನೆ ಮಾಡಬೇಕಾದ್ರೆ ಮಕ್ಕಳಿದ್ದಾರೆ ತಾನೇ ಸಾಕು ಅಂತ ವಿಧವೆಯರನ್ನು ಅವಮಾನ ಮಾಡಬಾರ್ದು ಅಂತ ಹೇಳ್ತಾರೆ. ವಯಸ್ಸಾದಮೇಲೆ ವಿಧವೆಯರಾದರೆ ಅವ್ರಿಗೆ ಅವಮಾನ ಮಾಡಲಿಕ್ಕೆ ಹೋಗಬೇಡಿ, ವಿಧುರಣಿ ಮಾಡ್ತೀರಾ ನೀವೀಗ, ಮಾಡೋದಿಲ್ಲ, ವಿಧವೆಗೂ ಮಾಡಬಾರ್ದು. ಯಾಕೆ? ಯಾಕೆ ಮಕ್ಕಳಿದ್ದಾರೆ, ನೋಡ್ಕೊಳ್ತಾ ಇದ್ದಾರೆ. ಆಕೆಗೆ ಅಮಂಗಳ ಅಂತ ಕರಿಬೇಡಿ ಅಂತ ಹೇಳಿಬಿಡ್ತಾರೆ. ಅಮಂಗಳ ಅಂತ ಕರಿಬಾರ್ದು, ಇದು ಎಲ್ಲ ಜನಕ್ಕೆ ಇವೆಲ್ಲ ಗೊತ್ತೇ ಇಲ್ಲ. ಇವತ್ತು ಹೆಂಗಸರೇ ಅಮಂಗಳ ಅಂತ ಹೇಳೋರಿದ್ದಾರೆ, ಇನ್ನೇ ಹೇಳ್ತೀರಿ ಅವರಿಗೆಲ್ಲ ಕೂಡ ಕೆಟ್ಟ ಕೆಟ್ಟದಾಗ ಬೈತಿರ್ತಾರೆ, ಹಾಗೆ ಮಾಡಬಾರ್ದು. ಹೆಂಗಸರಲ್ಲಿ ಪೂಜ್ಯತೆ ಇದ್ದೇ ಇರುತ್ತೆ. ಇದು ಗೊತ್ತಿಲ್ಲ, ಜನ ಏನೇನೋ ತಿಳ್ಕೊಂಡ್ಬಿಟ್ಟಿರ್ತಾರೆ. ವಯಸ್ಸಾದ ವಿಧವೆ ಅಂದರೆ ಆಕೆಗೆ ದೋಷ ಇಲ್ಲ, ಆಕೆ ಕೆಟ್ಟ ಹೆಂಗಸು ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ, ತಿಳ್ಕೊಂಡ್ಬಿಡ್ತಾರೆ. ಬಾಲವಿಧವಿ ಆದರೆ ಫೇಸ್ ಮಾಡಿ, ಅದಾದರೆ ಟಾಲರೇಟ್ ಮಾಡಿ. ಬಾಲವಿಧವಿ ಆಗಬೇಕು, ಯಾವುದೋ ಜನ್ಮದ ಮಾಡಿದ ಪಾಪ ನಮ್ಮನ್ನು ಕಾಡುತ್ತೆ ಅಂತ ಹೇಳ್ತಾರೆ. ಅದನ್ನು ಅನುಭವಿಸ್ಬೇಕಷ್ಟೆ. ಶಿಕ್ಷೆ ಅನುಭವಿಸ್ಬಿಟ್ಟು ಸರಿ ಹೋಗಿಬಿಡುತ್ತೆ. ಅವರಿಗೂ ಯಥಾ ಪ್ರಕಾರ ಧರ್ಮ ಇದೆ. ಅದರಲ್ಲಿ ಎರಡು ಧರ್ಮಗಳು, ಚಿಕ್ಕಂದಿನಲ್ಲಿ ಇನ್ನೂ ಮದುವೆಯಾಗಿಲ್ಲ, ಕೃಷ್ಣ ಮಂತ್ರ ಹೇಳೋದಕ್ಕೆ ಬರೋದಿಲ್ಲ, ಆದರೆ ಕೃಷ್ಣ ಅಂತ ಹೇಳೋದಕ್ಕೆ ಬರೋದು, ಕ್ಲೀಮ್ ಕೃಷ್ಣ ಏನೋ ಹೇಳಬಾರದು, ಉಪದೇಶ ಆಗಬೇಕಾದ್ರೆ ಕೃಷ್ಣ ಕೃಷ್ಣ ಅಂತಾನೆ. ಎಷ್ಟು ಸತ್ ಬೇಕಾರಣ್ಣಿ ತಪ್ಪೇ ಇಲ್ಲ, ಮಕ್ಕಳಿಗೆ ಹೇಳ್ಕೊಡಿ ಅಂತ, ಬರೀ ಕೃಷ್ಣ ಬರೀ ರಾಮ ಅಂತ ಬೇಕಾದ ಸತ್ ಬೇಕಾದ್ರೆ ಹೇಳ್ಬೋದು. ಅದೇ ರೀತಿಯಲ್ಲಿ ವಿಧವೆಯರು ಕೃಷ್ಣ ಮಂತ್ರ ಹೇಳೋದಕ್ಕೆ ಬರೋ ಇದ್ದಾರೆ, ಬರೋದೇ ಇರೋದಿದ್ದಾರೆ. ಶಾಸ್ತ್ರೋಕ್ತವಾಗಿ ಅವರು ವಿಧವೆಯರಾಗಿಬಿಟ್ರೆ ಹೇಳ್ಬೋದು, ಇಲ್ಲ ಹೋಗಿದ್ರೆ ಅವ್ರು ಕೃಷ್ಣ ಕೃಷ್ಣ ಅಂತ ಅವಶ್ಯ ಹೇಳ್ಬೋದು, ಏನೂ ತಪ್ಪಿಲ್ಲ. ಆ ರೀತಿ ಮಾಡಿಕೊಂಡ್ರೆ ಅವರಿಗೂ ಧರ್ಮ ಇದೆ. ಒಟ್ಟಿನ ಹೆಂಗಸರು ಯಾವ ವಯಸ್ಸಿನಲ್ಲಿ ಇದ್ದರೂ ಕೂಡ ಎಲ್ಲಿದ್ದರೂ ಕೂಡ ಒಂದು ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಪಿತಾರಕ್ಷತಿ ಕೌಮಾರೆ, ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳೇ ಜವಾಬ್ದಾರಿ. ಭರ್ತಾರಕ್ಷತಿ ಯೌವನೆ, ಯೌವನದ ಕಾಲದಲ್ಲಿ ಗಂಡ ಕಾಪಾಡ್ತಾನೆ. ಆಮೇಲೆ ರಕ್ಷಂತಿ ಸ್ಥಾವಿರೇ ಪುತ್ರಾಹ, ವಯಸ್ಸಾದ ಮೇಲೆ ಮಕ್ಕಳು ನೋಡ್ಕೊಳ್ತಾರೆ. ನ ಸ್ತ್ರೀ ಸ್ವಾತಂತ್ರ್ಯ ಬರ್ಕೈತಿ. ಒಟ್ಟಿನ ಮೇಲೆ ತಂದೆ ಮಾತು ಕೇಳೋದು, ಗಂಡನ ಮಾತು ಕೇಳೋದು, ಮಕ್ಕಳ ಮಾತು ಕೇಳೋದು. ಮಕ್ಕಳ ಮಾತು ಕೇಳೋದು ದೊಡ್ಡ ವಿಷಯ ಅಲ್ಲ, ಇಲ್ಲ ಹೇಗೂ ಕೇಳೇ ಕೇಳ್ತಾರೆ. ಅದರಿಂದಾಗಿನೇ ಮಕ್ಕಳ ಮಾತನ್ನು ಒಳ್ಳೆ ಮಾತು ಕೇಳಬೇಕಷ್ಟೆ, ಕೆಟ್ಟ ಮಾತು ಕೇಳಬಾರ್ದು. ಒಳ್ಳೆ ಮಾತನ್ನು ಕೇಳಿದ್ರೆ ಮುಗಿದೋಯ್ತು ಅಷ್ಟೇ. ಇದರಿಂದ ಸಾಧನೆ ಮಾಡ್ಕೊಳ್ಳೋಕೆ ಬರುತ್ತೆ. ಒಟ್ಟಿನ ಮೇಲೆ ಸ್ತ್ರೀಯರ ಸಾಧನೆ ಭಾರಿ ಸುಲಭ ಗಂಡಸರಿಗಿಂತ. ವಿಷ್ಣು ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ. ಒಂದು ಸಲ ಋಷಿಗಳು ಮುನಿಗಳೆಲ್ಲ ವೇದವ್ಯಾಸರ ಹತ್ರ ಹೋಗ್ತಾರೆ. ದೊಡ್ಡ ಕಥೆ, ಸ್ವಲ್ಪ ಸ್ವಲ್ಪ ಭಾಗ ಮಾತ್ರ ಹೇಳ್ತೆ. ವೇದವ್ಯಾಸದೇವರು ಒಂದ್ಸಲ ಮುಡಿಗಿ ಹೆಂಗಸರು ಭಾರಿ ಶ್ರೇಷ್ಠ ಅಂಥೇಳಿ ಎದ್ದು ಬಿಡ್ತಾರೆ. ಇವರೆಲ್ಲರಿಗೂ ಆಶ್ಚರ್ಯ ಆಗಿಬಿಡುತ್ತೆ. ಸ್ವಾಮಿ, ನಾವೇನೋ ಕೇಳೋದಕ್ಕೆ ಬಂದಿದ್ವಿ, ಏನೋ ಉತ್ತರ ಕೊಟ್ಟರೆ ಏನಿದು ಅಂತ ಕೇಳ್ತಾರೆ. ನೀವು ಕೇಳೋಕ್ಕೆ ಬಂದಿದ್ರಿ, ಗಂಡಸರು ಶ್ರೇಷ್ಠನೋ ಹೆಂಗಸರು ಶ್ರೇಷ್ಠನೋ ಅಂತ ಕೇಳೋಕ್ಕೆ ಬಂದಿದ್ರಿ, ನಾವು ಉತ್ತರ ಕೊಟ್ಟೆ ಹೆಂಗಸರು ಶ್ರೇಷ್ಠ ಅಂತ ಹೇಳಿಬಿಟ್ಟೆ ಅಂತ ಹೇಳ್ತಾರೆ. ಯಾತಕ್ಕೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಗಂಡಸರಿಗೆ ಎಷ್ಟು ನಿರ್ಬಂಧಗಳಿವೆ ಗೊತ್ತಾ, ಶಾಸ್ತ್ರಾಚರಣೆ, ಪಂಚಮಹಾಯಜ್ಞ, ತುಂಬ ನಿರ್ಬಂಧಗಳುಂಟು. ಹೆಂಗಸರಿಗೆ ಅದೆಲ್ಲ ಇಲ್ಲ. ಹೆಂಗಸರು ಬಹಳ ಸುಲಭವಾಗಿ ಸಾಧನೆ ಮಾಡ್ಕೊಳ್ಳೋಕೆ ಬರುತ್ತೆ, ಅದಕ್ಕೆ ಹೆಂಗಸರು ಭಾರಿ ಪುಣ್ಯವಂತರು ಅಂತ ಹೇಳಿದೆ ಅಂತ ಹೇಳ್ತಾರೆ. ಗಂಡಸರಿಗಿಂತ ಹೆಂಗಸರಿಗೆ ಕಟ್ಟಡಗಳು ಇವತ್ತು ಕೂಡ ಇನ್ಕಮ್ ಟ್ಯಾಕ್ಸ್ ಕಡಿಮೆ, ಅವರಿಗೆ ಆ ಪುಣ್ಯ ಇದೆ ಅಂದ್ಬಿಟ್ಕೊಳ್ಳಿ, ಇದನ್ನು ರಿಬೇಟ್ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ, ಅದೇ ಪುಣ್ಯ ಅಂತ ತಿಳ್ಕೊಂಬಿಟ್ಟಿಗೆ ಎಷ್ಟು ಜನ ಅದು ಅಂಥ ಬೆನಿಫಿಟ್ ಕಾಯ್ತಿರ್ತಾರೆ. ವೇದವ್ಯಾಸ ಹೇಳ್ತಾರೆ, ಹೆಂಗಸರು ರಿಬೇಟ್ ಇದೆ, ವೇದವ್ಯಾಸರು ಕೊಟ್ಟು ರಿಬೇಟ್ ಇದೆ ಅವರಿಗೆ. ಕಡಿಮೆ ಪುಣ್ಯ ಹೆಚ್ಚು ಸಾಧನೆ ಮಾಡ್ಕೊಳ್ಳೋಕೆ ಬರುತ್ತಾ, ಅದರಿಂದಾಗೇ ಹೆಂಗಸರ ಸಾಧನೆ ಭಾರಿ ಸುಲಭ ಅಂತ ಹೇಳಿದೆ ಅಂತ ಹೇಳ್ತಾರೆ. ಇದನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಹೆಂಗಸರು ತಮ್ಮನ್ನು ತಾವು ಬೈಕೊಳ್ಳೋದಾಗಲಿ, ಗಂಡಸರು ಹೆಂಗಸರು ಬೈಯೋದಾಗಲಿ ಮಾಡಬೇಕಾದ ಕಾರಣ ಇಲ್ಲ. ಸಾಧನೆಗೆ ದೇವರನ್ನು ಪ್ರೀತಿ ಪಡಿಸ್ಲಿಕ್ಕೆ ಎಲ್ಲರಿಗೂ ಕೂಡ ಇರತಕ್ಕಂಥ ಮಾರ್ಗ ಇದೆ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ, ಲಕ್ಷ್ಮೀನಾರಾಯಣರು ದೇವರು, ನಾರಾಯಣ ಸರ್ವೋತ್ತಮ. ಅದೇ ರೀತಿ ವಾಯುದೇವರು ಗುರುಗಳು, ಭಾರತೀ ದೇವಿ ಗುರುಪತ್ನಿ. ದೇವತಾ ತಾರತಮ್ಯ, ಗುರು ತಾರತಮ್ಯ ತಿಳ್ಕೊಂಡು ಬದುಕಿದರೆ ಜೀವನ ಸಾರ್ಥಕ ಆಗೋಗುತ್ತೆ, ಭಾರಿ ಸುಲಭವಾಗಿ ಸಾಧನೆ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳ್ತಾ ಇವತ್ತು ಆ ಭಾಗ್ಯ ಒಂದು ಮಾತು ನಡೆದಿದೆ. ಮುಂದೆ ಪ್ರಸಂಗ ಬಂದರೆ ಇನ್ನೂ ಕೆಲವು ವಿಷಯ ನೋಡೋಣ ಅಂತ ಹೇಳ್ತಾ, ಈಗಾಗಲೇ 5:30 ಅಕ್ಷ ಬಂದಿದೆ, 6:00 ಇಲ್ಲಿ ಪ್ರೋಗ್ರಾಮ್ ಇದೆ, ಬೇರೆ ಪ್ರೋಗ್ರಾಮ್ ಇದೆ ಇಲ್ಲಿ. ಅದಕ್ಕೊಂದು 10 ನಿಮಿಷಗಳ ಕಾಲ ಯಾವುದಾದ್ರು ಪ್ರಶ್ನೆಗಳನ್ನು ಕೇಳಬಹುದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ಮುಂದಿನ ವರ್ಕ್ಶಾಪ್ 14 ಅಕ್ಟೋಬರ್ಲಿ ಇರಲ್ಲ, 14 ಇರುತ್ತೆ. ಅವತ್ತು ಭಾಗವತ ಪುರಾಣದ ಮಹತ್ವ, ಅದ್ರ ಬಗ್ಗೆ ಪುರಾಣದ ಬಗ್ಗೆ ಸಾಕಷ್ಟು ಕೇಳಿರುತ್ತೇವೆ. ಆದರೆ ನಮ್ಮ ಇದಕ್ಕೆ ಸಂಬಂಧಪಟ್ಟಂತೆ ಭಾಗವತ ಪುರಾಣದಿಂದ ನಾವು ಕಲಿಬೇಕಾದ್ದೇನಿದೆ ಅನ್ನೋ ವಿಚಾರವನ್ನು 14 ಇದೇ ಜಾಗದಲ್ಲಿ ಇರುತ್ತೆ. ಯಾವ್ದಾದ್ರು ಪ್ರಶ್ನೆಗಳಿದ್ದರೆ ಕೇಳಿ, ಇಲ್ಲಿ ಬಂದು ಕೇಳಿ. ಗಂಡಸರು ಮಾಡಬೇಕು, ಅದಕ್ಕೆ ಮಂತ್ರಗಳಿದೆ, ವೇದ ಮಂತ್ರಗಳಿಂದ ಕಲಿಸ್ಬೇಕು. ಪ್ರಪೋರ್ಷನ್ ಇದೆ, ಪ್ರಪೋರ್ಷನ್ ಅದೆಲ್ಲ ಹೇಳ್ತಾರೆ. ಅದಕ್ಕೆ ಯಾವ ಮಂತ್ರ ಹೇಳಬೇಕು, ಎಷ್ಟು ಪ್ರಪೋರ್ಷನ್ ಆಗಬೇಕು ಅಂತ ಹೇಳಿಬಿಟ್ಟಿರ್ತಾರೆ. ಅದು ಮಾಡಿಕೊಟ್ಟು ಎಷ್ಟು ದಿವಸ ಬೇಕಾದ್ರೆ ಇಟ್ಕೋದು, ಪಂಚಗವ್ಯ ಕೆಡೋದಿಲ್ಲ ಅಂದ್ಬಿಟ್ಕೊಬಿಡಿ. ಒಂದ್ಸತಿ ಮಾಡಿದ ಮೇಲೆ ವರ್ಷಗಟ್ಟಲೆ ಕೆಡಲ್ಲ, ಆಯ್ತಾ? ಒಂದು ಬಾಟಲಲ್ಲಿ ಇಟ್ಕೊಂಡ್ಬಿಟ್ರೆ ವರ್ಷಗಟ್ಟಲೆ ಕೆಡೋದಿಲ್ಲ. ಆದ್ದರಿಂದ ಪ್ರತಿ ಸರ್ತಿ ನಾವು ಹೊಸ ಮಾಡಿಸ್ಬೇಕಾಗಿಲ್ಲ, ಮಾಡಿಸಿ ಇಟ್ಕೊಂಡ್ಬಿಟ್ರೆ ಆಗುತ್ತೆ. ಅದು ಆ ಪ್ರಪೋರ್ಷನ್ ಇದೆ, ಅದಕ್ಕೆ ನಿಮಗೆ ಅದು ಬೇಕಾಗಿಲ್ಲ. ಬಾರ್ಡರ್ ಮಾಡ್ತಾರೆ, ಅದನ್ನು ಬಾರ್ಡರ್ ಮಾಡಿರ್ತಾರೆ, ಆದ್ದರಿಂದ ಯೋಚನೆ ಇಲ್ಲ. ನೆಕ್ಸ್ಟ್ ಬೇಕೋಗ್ತೀರ? ಸೊ ಯಾರಿಗೂ ಪ್ರಶ್ನೆಗಳಿಲ್ಲ ಹಾಗಿದ್ರೆ, ಜಾಸ್ತಿ ಅಲ್ಲ ಇದ್ರೆ ಕೇಳಿ ಪರವಾಗಿಲ್ಲ. ಹೌದು, ಕರೆಕ್ಟ್. ತಾತ್ವಿಕ ಒಪ್ಪಂದ ಮಾಡ್ಕೋಬಾರ್ದು ಅಂದ್ರೆ, ಉದಾಹರಣೆಗೆ ಗಂಡ ಹೆಂಡ ಕುಡಿತಿರ್ತಾನೆ ಕೆಲವೊಂದು, ಅಂತ ಕೇಸು ಬರ್ತಾ ಇದೆ. ಒಬ್ಬ ಹೆಂಗಸು ಹೇಳಿದ್ರು, ಮಗನ ಉಪನಯನ ಮಾಡಿದ್ವಿ, ಒಬ್ಬ ಸ್ವಾಮಿಗಳು ಬಂದಿದ್ದರು, ಮಗನಿಗೆ ಪಾಪ ಉಪನಯನ ಅಂತ ಹೇಳಿದ್ರು, ಅರ್ಘ್ಯಪಾತ್ರೆ ಪ್ರೆಸೆಂಟ್ ಮಾಡಿದ್ರು ಬೆಳ್ಳಿದು, ನನಗೆ ಗಮಂಡ ತೊಗೊಂಡು ಅದನ್ನು ಮಾರಿ ಹೆಂಡ ಕುಡಿದುಬಿಟ್ಟ, ಏನು ಮಾಡಲಿ ಅಂತ ಕೇಳ್ತಾರೆ ಪಾಪ. ಎಷ್ಟು ಸಂಕಟ ಆಗ್ಯದ ಆಕೆ, ಅಲ್ಲೇನು ಅಂತ ತಪ್ಪು ಮಾಡಿದ್ದಾರೆ ಅಂಥದ್ರೆ ಪ್ರೊಟೆಸ್ಟ್ ಮಾಡಬೇಕು, ಅದಕ್ಕೆಲ್ಲ ಹೊಂದಾಣಿಕೆ ಮಾಡ್ಕೋಬಾರ್ದು. ಏನು ಅದು ಕರೆಕ್ಟು, ಅದು ಹೇಳಿದ ಎರಡು ಭಾಗ ಇದೆ. ಈಗ ತಾತ್ವಿಕವಾದ ಭಾಗ ಬಂದರೆ ಪ್ರೊಟೆಸ್ಟ್ ಮಾಡಿ ಬಂಡವದ್ರಿ ಮಾಡಿಲ್ಲ ಮಾಡಲೇಬೇಕಾಗಿ, ಗೊತ್ತಾಯ್ತಾ? ಅದು ಬಿಟ್ಟು ಹೋಗ್ಬಾರ್ದು, ಪ್ರೊಟೆಸ್ಟ್ ಮಾಡಬೇಕು. ಬೇರೆ ವಿಷಯಕ್ಕೆ ಅರ್ಕಪ್ಪ ತೋರಿಸ್ಬೇಕು, ರೋಗ ಇತ್ಯಾದಿ ಬಂದಿದೆ ಸೇವೆ ಮಾಡ್ಕೊಂಡು ಮಾಡಬೇಕು, ಇಂಥ ತಪ್ಪುಗಳು ಮಾತ್ರ ಒಪ್ಪಬಾರ್ದು. ಆ ಬ್ಯಾಲೆನ್ಸ್ ಮಾಡ್ಕೋಬೇಕು, ಅದೇ ಛಲ ಚಾಲೆಂಜ್, ಗೊತ್ತಾಯ್ತಾ? ತಪ್ಪು ಸಿಗರೇಟ್ ಸೇರ್ತಾರೆ ಕೆಲಸ ಜನಗಳು, ಅದಕ್ಕೆಲ್ಲ ಒಪ್ಪಬಾರ್ದು, ತಪ್ಪು ಮಾಡ್ತಿದ್ದೀರಿ ಅಂತ ಹೇಳಬೇಕಾದ್ರೆ ಅದನ್ನು ಏನಾರು ಮಾಡಿಕೊಡಿ ಪೂಜರು ಅಂತ ಹೇಳೋಕೆ ಹೋಗ್ಬಾರ್ದು. ಅವಾಗ ಇನ್ನೂ ಕೆಟ್ಟ ಹಾಳಾಗೋಗ್ಬಿಡುತ್ತೆ, ಅವರಿಗೂ ಸಿಗರೇಟ್ ಮಾಡೋದಕ್ಕೆ ಅದೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ, ಮನೆಯಲ್ಲಿ ಮಾಡಿ ಬಿಡೋದಿಲ್ಲ ಅಂತ ಹೇಳ್ಬಿಡು ಕೊನೆ ಪಕ್ಷ. ಆ ರೀತಿ ಮಾಡ್ತಾ ಹೋದರೆ ಅಂದರೆ ಅವ್ರಿಗೆ ಇದು ಮಾಡಬಾರ್ದು, ಮನಸ್ಸಿಗೆ ಎಜುಕೇಟಿವ್ ಆಗಿ ಹೇಳಬೇಕೆ ಹೊರತು ಒಂಥರ ದ್ವೇಷ ಬರ ಹೇಳಬಾರ್ದು ಅಷ್ಟೇ, ಒಳ್ಳೆ ರೀತಿ ಹೇಳಿದರೆ ಕೇಳ್ತಾರೆ. ಪೂಜೆಯಲ್ಲಿ ಎರಡು ಭಾಗ, ಏನು ಬರೀ ಪೂಜೆ ನೀವು ಮಾಡ್ಕೊಂಡ್ಬಿಡ್ಬೋದು, ನೈವೇದ್ಯ ಅವ್ರ ಕೈಯಲ್ಲೇ ಮಾಡಿಸೋದು ಶ್ರೇಷ್ಠ. ಇಲ್ಲಿ ಹೋದ್ರೆ ಆಮೇಲೆ ನೀವು ಪ್ರತ್ಯೇಕ ಅಡಿ ಈ ನೈವೇದ್ಯ ಬೇರೆ ಆ ನೈವೇದ್ಯ ಬೇರೆ ಇರುತ್ತಲ್ಲ, ಏನಿಲ್ಲ ಮೊದಲೇ ಮಾಡಿದೆ ಅಂತ ತಪ್ಪೇನಿಲ್ಲ, ಮೊದಲು ಮಾಡೋದು ತಪ್ಪೇನಿಲ್ಲ. ಹಾಗೆ ಇದೇ ದೇವ್ರೆ ಆ ದೇವರು ಬೇರೆ ಮತ್ತು ಈ ನೈವೇದ್ಯ ಬೇರೆ ಆ ನೈವೇದ್ಯ ಬೇರೆ, ಏನು ತಪ್ಪಿಲ್ಲ. ದೇವರು ಇಟ್ಕೊಂಡು ಕೂಡ ಪಕ್ಕದಲ್ಲಿ ಇಟ್ಟಿರ್ತೀರಲ್ಲ ನಿಮ್ಮ ಮಾಡ್ಕೊಂಡ್ರೆ, ಅವ್ರು ಹೋಗಿದ ಮುಂಚೆ ಅಥವಾ ಆಮೇಲೆ ಯಾವ ಬೇಕಾದ್ರೂ ಮಾಡಿ, ಏನು ತಪ್ಪಲ್ಲ. ನಿಮ್ಮ ಕೆಲಸನೇ ಬೇರೆ, ಅವ್ರದ್ದೇ ಬೇರೆ, ಮೊದಲೇ ಮಾಡ್ಕೋಬೋದು. ವಿಷ್ಣು ಸಹಸ್ರನಾಮ ಹೇಳೋದಿಲ್ಲ, ನಮ್ಮಲ್ಲಿ ಪದ್ಧತಿ ಇಲ್ಲ, ಅವ್ರು ಹೇಳೋ ಪದ್ಧತಿ ಅವ್ರು ಇದ್ದಾರೆ, ಬಟ್ ನಮ್ಮ ಇದ್ರ ಪ್ರಕಾರ ಸಾಮಾನ್ಯವಾಗಿ ಹೇಳಬಾರದು ಅಂತಾನೆ. ಹಾ, ವಿಷ್ಣು ಸಹಸ್ರನಾಮ ಕಷ್ಟದಲ್ಲಿ ಅನೇಕ ಟೈಪ್ ಇರುತ್ತೆ, ಕಷ್ಟದಲ್ಲಿ ಅನೇಕ ಟೈಪ್ ಇದೆ. ಯಾವುದು ದೇಹ ಹಿಂಸೆ ಮಾಡೋನೇ ಕಷ್ಟ, ಕೊಲ್ಲಕ್ಕೆ ಬರ್ತಾರೆ, ಅಂಥ ಕಷ್ಟ ಅನುಭವಿಸ್ಲಿಕ್ಕೆ ಆಗೋದಿಲ್ಲ, ಗೊತ್ತಾಯ್ತಾ? ಅದು ಅಂಥ ಕಷ್ಟ ಬಂದರೆ ತ್ಯಾಗ ಮಾಡುವ ಶಾಸ್ತ್ರ ಇದೆ, ಅಂಥ ಪ್ರಸಂಗ ಬಂದು ಬಿಟ್ಬಿಡ್ಬೋದು. ಆದರೆ ಅಂಥ ಪ್ರಸಂಗ ಸಾಮಾನ್ಯ ಬರೋದು, ಉಪಾಯದಿಂದ ಗೆಲ್ಲಬೇಕಾದ್ರೆ ಆದಷ್ಟು ಮೊದಲು ಅಶ್ಯೂವ್ ಮಾಡ್ಕೋಬಾರ್ದು, ಟ್ರೈ ಮಾಡಬೇಕು, ಬಿಟ್ಬಿಡು. ಬೇರೆ ಸಣ್ಣಪುಷ್ಟ ಕಷ್ಟ ಫೇಸ್ ಮಾಡಬೇಕು, ಅಥವಾ ಪ್ರಾಣಾಂತಿಕ ಆಗೋದಾದರೆ ಆಗ ಇರಬೇಕಾಗಿಲ್ಲ, ಅದು ಶಾಸ್ತ್ರ ಒಪ್ಪುತ್ತದೆ. ಅದನ್ನು ಮೊದಲು ಆದಷ್ಟು ಕನ್ವಿನ್ಸ್ ಮಾಡಲಿಕ್ಕೆ ಬಿಡಬೇಕು, ಅದೊತ್ತಿ ಕೊಂದಾಗ ಲೆಕ್ಕ ತಾನೆ ಅದು ಕೂಡ. ತೀರಾ ರೀತಿ ಮಾಡಿದ್ರೆ ಬಿಡಬೇಕು, ಶಾಸ್ತ್ರ ಒಪ್ಕೊಂಡಿದೆ ಬಿಡಬಾರ್ದು ಅಂತ ಹೇಳಿಲ್ಲ, ಆದರೆ ದಿನಾ ಕಾರಣ ಬಿಡಬಾರ್ದು ಅಷ್ಟೇ ಹೊರತು, ಅತ್ಯಂತ ಪ್ರಬಲ ಕಾರಣ ಬಂದರೆ ದೂರ ಇರ್ಬೋದು. ಅದನ್ನ ಯಾಕೆ ಹೇಳಿಲ್ಲ ಅಂದರೆ ಭಾವ ಅದನ್ನೇ ಸ್ವಾಹಸ್ ಶುರು ಮಾಡಿಬಿಡ್ತಾರೆ, ಆ ರೀತಿ ಆಯಿತು ಅಂತ ಏನೋ ಅಂತ ತಕ್ಷಣ ಕೊಲ್ಲಕ್ಕೆ ಬರ್ತಾರೆ ಅಂತ ತಿಳ್ಕೊಬಿಟ್ರೆ ಪಜೀತಿ ಆಗುತ್ತೆ. ಅದು ಹೇಳಿದ್ದಲ್ಲ ಪಕ್ಷ ಇದೆ ಅಂತ ಹೇಳಿದ್ದೆ, ಪಕ್ಷ ಇದೆ ಅಂತ ಹೇಳಿದ್ನಲ್ಲ, ಅದನ್ನು ಒಪ್ಪದೇ ಇನ್ನೊಂದು ಪಕ್ಷ ಇರೋದ್ರಿಂದಾಗಿನೇ ಅಸಾಮಾನ್ಯವಾಗಿ ಇದಿಲ್ಲ ಅಂತಾನೆ ಹೇಳು, ಗೊತ್ತಾಯ್ತಾ? ಅದೇ ಹೇಳಿದ್ದು ಹೇಳಿದ್ನಲ್ಲ, ಸ್ವಾಮಿಗಳು ಇದ್ರ ಬಗ್ಗೆ ಆಕ್ಷೇಪ ಇಲ್ಲ, ಗೊತ್ತಾಯ್ತಿಲ್ಲ, ಆ ಪಕ್ಷ ಇದೆ, ಆ ಮಾಡೋರು ಇದ್ದಾರೆ ಮಾಡದೇ ಇರೋರು ಇದ್ದಾರೆ, ಅವರು ಆ ಪಕ್ಕ ಇರೋದು ಅಷ್ಟೇ, ನಮ್ಮ ಕಡೆ ಮಾಡೋ ಅಭ್ಯಾಸ ಇಲ್ಲ ಅಷ್ಟೇ ಅಷ್ಟೇ ಹೊರತು ಆ ತಪ್ಪಿನ ಸರಿ ಪ್ರಶ್ನೆಗಿಂತ ಪದ್ಧತಿ ಇಲ್ಲ, ಅವ್ರ ಪ್ರಕಾರ ಆಕ್ಷೇಪಣೆ ಇಲ್ಲ. ಹೌದು, ಅವಾಗ ಉಂಟು ಅದ್ರ ಉಂಟು, ಯಾಕೆಂದ್ರೆ ಅದು ಏನ ಎರಡು ಪದ್ಧತಿ ಇದೆ, ಕೆಲವು ಹೇಳೋರು ಇದ್ದ ಹೇಳದೇ ಇರೋರು ಇದ್ದಾರೆ, ಗೊತ್ತಾಯ್ತಾ? ನಮ್ಮಲ್ಲಿ ಹೇಳದೇ ಇರೋ ಪದ್ಧತಿ ನಮ್ಮ ಕಡೆ ಜಾಸ್ತಿ ಇರೋದು, ಅಲ್ಲಿ ಹೇಳೋ ಪದ್ಧತಿ ಇದೆ, ಕೆಲವು ಯಾರು ಹೇಳದೇ ಇರೋ ಪದ್ಧತಿ ಅದೊಂದು ಪದ್ಧತಿ ಇದೆ, ಅದು ವಿಶೇಷ, ಅದೇ 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 ಜಾಸ್ತಿ ಇದೆ, ಅದು ಜಾಸ್ತಿ ಇದೆ. ಹೌದು, ಆಮೇಲೆ ಹೌದು, ಉದ್ದಕ್ಕೂ ಮನೆ ಹಚ್ಚಬೇಕು ಅಂತ. ಸಂಧ್ಯಾ ವಂದನ ಗುರುಮಂತ್ರ, ಹೌದು ಗುರುಮಂತ್ರ. ಅದನ್ನ ಅದು ಕೃಷ್ಣ ಮಂತ್ರ ಅಂತ ನಮಗೆ ಇದ್ದೇ ಇದೆಯಲ್ಲ, ಗಂಡಸರು ಮಾಡಲೇಬೇಕಲ್ಲ, ಗಾಯತ್ರಿ ಮತ್ತು ಗುರುಮಂತ್ರ ಗಂಡಸರಿಗೆ ಇದೆ, ನಾರಾಯಣ ಮಂತ್ರ ಹೇಳಲೇಬೇಕು ಅವರು, ಗಾಯತ್ರಿ ಜೊತೆಗೆ ಅದನ್ನು ಹೇಳಬೇಕು ಪ್ರತಿನಿತ್ಯ ಕಂಪಲ್ಸರಿ, ಅದು ಹೆಂಗಸರಿಗಿದೆ ಗಂಡಸರಿಗೂ ಇದೆ, ಅವರಿಗೆ ಗುರುಮಂತ್ರ ಅಂದರೆ ಕೃಷ್ಣ ಮಂತ್ರ, ಇವರಿಗೆ ಗುರುಮಂತ್ರ ನಾರಾಯಣ ಮಂತ್ರ, ಎರಡೇ. ಬಂತು ಬಡಿ, ಮತ್ತೆ ಕರೆಂಟ್ ಇಲ್ಲ ಅದರಿಂದ ಮತ್ತೆ ಪ್ರಶ್ನೆ ನೆಕ್ಸ್ಟ್ ಟೈಮ್ ಕೇಳ್ಬೋದು, ಏನಿಲ್ಲ ಈಗ ಬಿಲ್ ಬೇಡ ಅಂತೇನಿಲ್ಲ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿ ಸಹ ವೇದಗಳು ಕಿವಿ ಬಿದ್ದರೆ ತಪ್ಪಲ್ಲ, ಉಪದೇಶ ಒಂದು ಬಾರ ವೇದ ಮಾತ್ರ ಹೇಳ್ತಿರ್ಬೇಕಾದ್ರೆ ಕಿವಿ ಬಿದ್ದರೆ ಹೆಂಗಸರಿಗೆ ದೋಷ ಅಲ್ಲ. ಆದ್ರೆ ತಾವು ಹೇಳೋದಾಗಲಿ ಅರ್ಥ ಕೇಳೋದಾಗಲಿ ಮಾಡ್ತಾರೆ.